ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ, ಮಾಡುತ್ತಲೇ ಇರಿ. ಇಂಗ್ಲಿಷ್ ಮೂಲ ಕೆಂಟ್ ಎಂ ಕೀತ್, ಕನ್ನಡಕ್ಕೆ ಅನುವಾದ ರವಿ ಕೃಷ್ಣ ರೆಡ್ಡಿ. ಪರಿಚಯ. ನಾನು ನಾಯಕತ್ವದ ಪ್ಯಾರಾಡಾಕ್ಸಿಕಲ್ ಕಮ್ಯಾಂಡ್ಮೆಂಟ್ಸ್ ಅನ್ನು ಬರೆದಾಗ ಹಾರ್ವರ್ಡ್ನ ಎರಡನೇ ವರ್ಷದ ವಿದ್ಯಾರ್ಥಿಯಾಗಿದ್ದೆ. ಆಗ ನನಗೆ 19 ವರ್ಷ ವಯಸ್ಸು. ಅವು ನಾನು ಹೈಸ್ಕೂಲ್ ವಿದ್ಯಾರ್ಥಿ ನಾಯಕರಿಗೆ ಬರೆದ ಮೌನಕ್ರಾಂತಿ, ವಿದ್ಯಾರ್ಥಿ ಸಂಘಗಳಲ್ಲಿ ಕ್ರಿಯಾಶೀಲ ನಾಯಕತ್ವ ಕೈಪಿಡಿಯ ಭಾಗವಾಗಿದ್ದವು. ಅದು 1968 ಹಾರ್ವರ್ಡ್ ಸ್ಟೂಡೆಂಟ್ ಏಜೆನ್ಸೀಸ್ನಿಂದ ಪ್ರಕಟಗೊಂಡಿತು. ನಾನು ಮತ್ತೆ ಸುಧಾರಿಸಿ ಬರೆದ ಆ ಕೈಪಿಡಿಯನ್ನು ಕೆಲವು ವರ್ಷಗಳ ಬಳಿಕ ಸೆಕೆಂಡರಿ ಸ್ಕೂಲ್ ಪ್ರಿನ್ಸಿಪಾಲ್ಗಳ ರಾಷ್ಟೀಯ ಒಕ್ಕೂಟ ಪ್ರಕಟಿಸಿತು. 60ರ ದಶಕದ ಕೊನೆಯ ಭಾಗದಲ್ಲಿ ಮತ್ತು 70ರ ದಶಕದ ಪ್ರಾರಂಭದಲ್ಲಿ ಅದರ ಸುಮಾರು 30,000 ಪ್ರತಿಗಳು ಮಾರಲ್ಪಟ್ಟವು. ಅಮೆರಿಕದ ಇತಿಹಾಸದಲ್ಲಿ 60ರ ದಶಕ ಪ್ರಕ್ಷುಬ್ಧ ಕಾಲ. ಆ ಸಮಯದಲ್ಲಿ ನಾನು 8 ರಾಜ್ಯಗಳ ಅನೇಕ ಹೈಸ್ಕೂಲ್ಗಳಲ್ಲಿ ವಿದ್ಯಾರ್ಥಿ ನಾಯಕತ್ವದ ಶಿಬಿರಗಳಲ್ಲಿ, ವಿದ್ಯಾರ್ಥಿ ಸಂಘಟನೆಗಳ ಸಮಾವೇಶಗಳಲ್ಲಿ ಸಕ್ರಿಯವಾಗಿ ಭಾಷಣಗಳನ್ನು ಮಾಡುತ್ತಿದ್ದೆ. ವ್ಯವಸ್ಥೆಯ ಮುಖಾಂತರವೇ ತಮಗೆ ಬೇಕಾದ ಬದಲಾವಣೆಗಳನ್ನು ಸಾಧಿಸಿಕೊಳ್ಳಲು ವಿದ್ಯಾರ್ಥಿಗಳನ್ನು ಹುರಿದುಂಬಿಸುತ್ತಿದ್ದೆ. ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡು ಕೆಲಸ ಮಾಡುವುದು ಸುಲಭ ಎಂದೇನೂ ನಾನು ಅವರಿಗೆ ಹೇಳುತ್ತಿರಲಿಲ್ಲ. ಬದಲಿಗೆ ಅದಕ್ಕೆ ನಿರಂತರ ಪ್ರಯತ್ನ ಬೇಕು ಎಂದು ಹೇಳುತ್ತಿದ್ದೆ. ಆ ನಿರಂತರ ಪ್ರಯತ್ನ ಎನ್ನುವುದು ಪರರ ಕುರಿತ ಪ್ರಾಮಾಣಿಕ ಕಾಳಜಿಯಿಂದ ಮಾತ್ರ ಗಟ್ಟಿಯಾಗಿರುತ್ತದೆ ಎಂದು ಹೇಳುತ್ತಿದ್ದೆ. ಈ ಅಂಶವನ್ನು ನಾನು ಒತ್ತಿ ಒತ್ತಿ ಹೇಳುತ್ತಿದ್ದೆ, ಯಾಕೆಂದರೆ ಅತ್ಯುನ್ನತ ಕನಸುಗಳಿಂದ, ಅತ್ಯುನ್ನತ ಆದರ್ಶಗಳಿಂದ ತಮ್ಮ ಕೆಲಸವನ್ನು ಆರಂಭಿಸುತ್ತಿದ್ದ, ಆದರೆ ನಕಾರಾತ್ಮಕ ಟೀಕೆ ಬಂದ ತಕ್ಷಣ ಇಲ್ಲವೇ ಸೋಲು ಎದುರಾದ ತಕ್ಷಣ ತಮ್ಮ ಕೆಲಸವನ್ನು ನಿಲ್ಲಿಸಿಬಿಡುತ್ತಿದ್ದ ಅನೇಕ ವಿದ್ಯಾರ್ಥಿಗಳನ್ನು ನಾನು ಕಂಡಿದ್ದೆ. ಅವರಿಗೆ ನಿಜವಾಗಲೂ ಪರರ ಬಗ್ಗೆ ಪ್ರಾಮಾಣಿಕ ಕಾಳಜಿ ಇದ್ದಿದ್ದರೆ ಕಷ್ಟವಾದರೂ ಮರುಪ್ರಯತ್ನ ಮಾಡುವ ಶಕ್ತಿ ಇರುತ್ತಿತ್ತು. ನಾನು ಪ್ಯಾರಾಡಾಕ್ಸಿಕಲ್ ಕಮ್ಯಾಂಡ್ಮೆಂಟ್ಸ್ ಅನ್ನು ಒಂದು ಸವಾಲಿಗೆ ಉತ್ತರವಾಗಿ ಪರಿಗಣಿಸಿದೆ. ಬೇರೆಯವರು ನಮ್ಮ ಕೆಲಸವನ್ನು ಮೆಚ್ಚಿ ಗೌರವಿಸದಿದ್ದರೂ ನಾವು ಮಾತ್ರ ಯಾವುದು ಸರಿಯೋ, ಒಳ್ಳೆಯದೋ, ಸತ್ಯವಾದದ್ದೋ ಅದನ್ನೇ ಮಾಡಬೇಕು ಎನ್ನುವುದೇ ಆ ಸವಾಲು. ಈ ಪ್ರಪಂಚವನ್ನು ಬದುಕಲು ಯೋಗ್ಯವಾದ ಸ್ಥಳವನ್ನಾಗಿ ಮಾಡುವುದು ನಮಗೆ ಸಿಗುವ ಚಪ್ಪಾಳೆಯ ಮೇಲೆ ಅವಲಂಬಿತವಾಗಿಲ್ಲ. ಏನೇ ಆಗಲಿ ನಿರಂತರವಾಗಿ ಪ್ರಯತ್ನಿಸುತ್ತಲೇ ಇರಬೇಕು. ಇಲ್ಲದಿದ್ದರೆ ಈ ಪ್ರಪಂಚದಲ್ಲಿ ಆಗಲೇಬೇಕಾದ ಎಷ್ಟೋ ಒಳ್ಳೆಯ ಕೆಲಸಗಳು ಆಗುವುದೇ ಇಲ್ಲ. ನನಗೆ ಅನೇಕ ಸಬೂಬುಗಳನ್ನು ಹೇಳುತ್ತಿದ್ದರು, ಆದರೆ ಅವನ್ನು ನಾನು ಒಪ್ಪಿಕೊಳ್ಳುತ್ತಿರಲಿಲ್ಲ. ಇರಬಹುದು, ಬಹುಶಃ ಜನರು ತರ್ಕಹೀನರು, ಸರಿತಪ್ಪುಗಳ ಪರಿಜ್ಞಾನ ಇಲ್ಲದವರು ಹಾಗೂ ಸ್ವಕೇಂದ್ರಿತ ಸ್ವಾರ್ಥಿಗಳು ಆಗಿರಬಹುದು. ಆದರೇನು, ಏನೇ ಇರಲಿ ನೀವು ಅವರನ್ನು ಪ್ರೀತಿಸಬೇಕು. ನೀವು ಇಂದು ಮಾಡುವ ಒಳ್ಳೆಯ ಕಾರ್ಯವನ್ನು ಜನ ನಾಳೆ ಮರೆತು ಬಿಡಬಹುದು, ಆದರೇನು, ಆಗಲೂ ನೀವು ಒಳ್ಳೆಯದನ್ನು ಮಾಡಲೇಬೇಕು. ನಾನು ಬರೆದ ಈ ಕಮ್ಯಾಂಡ್ಮೆಂಟ್ಗಳು ಜೀವನವನ್ನು ನಾನು ಗಮನಿಸಿದ ಹಾಗೂ ನನ್ನ ಸ್ವಂತ ಅನುಭವಗಳ ಆಧಾರದ ಮೇಲೆ ಹುಟ್ಟಿದವು. ಅವನ್ನು ರೂಪಿಸಿದ ಹಲವಾರು ಘಟನೆಗಳನ್ನು ಈ ಪುಸ್ತಕದಲ್ಲಿ ವಿವರಿಸಲಾಗಿದೆ. ಆದರೂ ಇವುಗಳ ಹಿಂದೆ ಒಂದು ಮುಖ್ಯ ಅನುಭವದ ಕಾರಣ ಇದೆ ಎಂದು ಹೇಳುವುದಾದಲ್ಲಿ ಅದು ಮುಂದೆ ಹೇಳುವ ಘಟನೆಯಲ್ಲಿ ನನಗಾದ ಒಳನೋಟಕ್ಕೆ ಸಂಬಂಧಿಸಿದ್ದು. ಆ ಒಳನೋಟ ನನಗಾದದ್ದು ಯಾವಾಗೆಂದರೆ, ನಾನು ಹೈಸ್ಕೂಲಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡುವ ಕಾರ್ಯಕ್ರಮದ ವೇದಿಕೆಗೆ ಪ್ರಶಸ್ತಿ ಪಡೆಯಲು ನಡೆದು ಹೋಗುತ್ತಿದ್ದಾಗ. ಆ ಸಮಯದಲ್ಲಿ ನನಗೆ ಹೊಳೆದದ್ದು ಏನೆಂದರೆ, ನಾನು ಈ ವರ್ಷ ಏನೇನು ಮಾಡಿದ್ದೇನೋ ಅದರಿಂದ ನನಗೆ ಅಪರಿಮಿತ ಸಂತೋಷ ಉಂಟಾಗುತ್ತಿತ್ತು. ನಾನು ಆ ವರ್ಷ ಏನು ಕಲಿತಿದ್ದೇನೋ ಅದರ ಬಗ್ಗೆ ಮತ್ತು ಬೇರೆಯವರಿಗೆ ನನ್ನ ಕೈಲಾದ ಸಹಾಯ ಮಾಡಿದ್ದರ ಬಗ್ಗೆ ಹಿತವಾದ ಅನುಭವ ಆಗುತ್ತಿತ್ತು, ಖುಷಿಯಾಗುತ್ತಿತ್ತು. ಅದಕ್ಕಾಗಿ ನನಗೆ ಯಾವುದೇ ಪ್ರಶಸ್ತಿ ಬೇಕಾಗಿರಲಿಲ್ಲ. ನನಗೆ ಈಗಾಗಲೇ ಪ್ರತಿಫಲ ಸಿಕ್ಕಿದೆ ಎಂದುಕೊಂಡೆ. ಒಂದು ಒಳ್ಳೆಯ ಕೆಲಸ ಮಾಡಿದ್ದರಿಂದ ಬರುವ ತೃಪ್ತಿ ಮತ್ತು ಭಾವದ ಅರಿವು ನನಗೆ ಅಷ್ಟೊತ್ತಿಗೆ ಬಂದಾಗಿತ್ತು. ಬೇರೆಯವರು ಕೊಡಲಿ ಬಿಡಲಿ, ಆ ಅರಿವು ಮತ್ತು ತೃಪ್ತಿ ನನ್ನವಾಗಿದ್ದವು. ಆಗ ಉಂಟಾದ ಆ ಜ್ಞಾನವೇ ನನ್ನ ಜೀವನದ ಒಂದು ಪ್ರಮುಖ ಬೆಳವಣಿಗೆ. ಎಲ್ಲರಿಂದಲೂ ಸಂಪೂರ್ಣವಾಗಿ ಮುಕ್ತವಾದ, ಮನಸ್ಸು ಸಂಪೂರ್ಣವಾಗಿ ಪ್ರಶಾಂತಗೊಂಡ ಅನುಭವವಾಯಿತು. ಯಾವುದು ಸರಿಯಾದದ್ದೋ, ಒಳ್ಳೆಯದೋ ಹಾಗೂ ಸತ್ಯವಾದದ್ದೋ ಅದನ್ನು ನಾನು ಮಾಡಿದರೆ ಆ ನನ್ನ ಕ್ರಿಯೆಗಳಿಗೆ ಅವುಗಳದೇ ಆದ ಮೌಲ್ಯ ಇರುತ್ತದೆ ಎಂದು ಗೊತ್ತಾಯಿತು. ಹಾಗೆ ಮಾಡುವುದರಿಂದ ನನಗೆ ಬದುಕಿನ ಅರ್ಥ ಗೊತ್ತಾಗಿಯೇ ಆಗುತ್ತದೆ. ಅದರಿಂದ ಬರುವ ಮಿಕ್ಕ ಕೀರ್ತಿ ಪ್ರತಿಷ್ಠೆಗಳು ನನಗೆ ಬೇಕೇ ಬೇಕಾಗಿ ಇರಲಿಲ್ಲ. ಅದಾದ ಮುಂದಿನ 25 ವರ್ಷಗಳನ್ನು ಪ್ಯಾರಾಡಾಕ್ಸಿಕಲ್ ಕಮ್ಯಾಂಡ್ಮೆಂಟ್ಸ್ಗಳ ಬಗ್ಗೆ ಹೆಚ್ಚಿಗೆ ಕೇಳ್ಪಡದೆ ನನ್ನ ಕೆಲಸ ನಾನು ಮಾಡುತ್ತಾ, ಅಲ್ಲಲ್ಲಿ ಭಾಷಣಗಳನ್ನು ಕೊಡುತ್ತಾ ಹಾಗೂ ಬರೆಯುತ್ತಾ ಜೀವನವನ್ನು ಮುಂದುವರೆಸಿದೆ. ಆಗ ಒಂದು ದಿನ ನನಗೆ ಹೊನಲುಲುವಿನ ಪೊಲೀಸ್ ಮುಖ್ಯಸ್ಥ ಮೈಕೆಲ್ ನಕಮುರಾ ರವರಿಂದ ಫೋನ್ ಕರೆ ಬಂತು. ನಾನು ಅಮೆರಿಕದ ಪೊಲೀಸ್ ಮುಖ್ಯಸ್ಥರ ಸಮಾವೇಶದಲ್ಲಿ ಭಾಗಿಯಾಗಿದ್ದೆ, ಅವರು ಹೇಳಿದರು. ಆಗ ಒಬ್ಬ ಭಾಷಣಕಾರರು ಕೆಂಟ್ ಕೀತ್ರ ನಾಯಕತ್ವದ ವಿರುದ್ಧೋಕ್ತಿ ಕಟ್ಟಳೆಗಳು ಅನ್ನು ಓದಿದ್ದರು. ಆ ಕೆಂಟ್ ಕೀತ್ರ ಅವರು, ನೀವೇ ಏನು? ನಾನು, ಹೌದು ಅದು ನಾನೇ ಎಂದೆ. ಅದಾದ ವರ್ಷದ ಬಳಿಕ ಶಿಮಿನಾಡ್ ವಿಶ್ವವಿದ್ಯಾಲಯದ ಲೈಬ್ರರಿಯನ್ ಒಬ್ಬರು ಪ್ಯಾರಾಡಾಕ್ಸಿಕಲ್ ಕಮ್ಯಾಂಡ್ಮೆಂಟ್ಸ್ನ ಪ್ರಿಂಟ್ಔಟ್ ತೋರಿಸಿ ಅದನ್ನು ಇಂಟರ್ನೆಟ್ನಲ್ಲಿ ಲೈಬ್ರರಿಯನ್ನುಗಳಿಗೆ ಹಂಚುತ್ತಿದ್ದಾರೆ ಎಂದರು. ಅದಾದ ಹಲವಾರು ತಿಂಗಳುಗಳ ನಂತರ ದಕ್ಷಿಣ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಡಾ ಫ್ರಾನ್ ನ್ಯೂಮನ್ ರವರು ಡಾಕ್ಟರಲ್ ಪದವಿಯ ವಿಷಯವೊಂದನ್ನು ಬೋಧಿಸಲು ಹೊನಲುಲುಗೆ ಬಂದರು. ಆಕೆ ತರಗತಿಯಲ್ಲಿ ಪ್ಯಾರಾಡಾಕ್ಸಿಕಲ್ ಕಮ್ಯಾಂಡ್ಮೆಂಟ್ಸ್ ಅನ್ನು ಹಂಚುತ್ತಾ ತಾನು ಕಲಿಸುವ ಪ್ರತಿಯೊಂದು ಪದವಿ ತರಗತಿಯ ಪ್ರಾರಂಭದ ದಿನವನ್ನು ಕಮ್ಯಾಂಡ್ಮೆಂಟ್ಸ್ ಕುರಿತ ಮಾತಿನೊಂದಿಗೆ ಪ್ರಾರಂಭಿಸುವುದಾಗಿ ತಿಳಿಸಿದರು. ಮದರ್ ಥೆರೇಸಾ ತೀರಿಕೊಂಡ ಕೆಲವು ದಿನಗಳ ನಂತರ, ಅಂದರೆ ಸೆಪ್ಟೆಂಬರ್ 1997ರಲ್ಲಿ ನಮ್ಮ ರೋಟರಿ ಕ್ಲಬ್ನ ಸಭೆಯಲ್ಲಿ ಪಾಲ್ಗೊಂಡಿದ್ದೆ. ಅಲ್ಲಿ ಪ್ರತಿ ಸಭೆಯನ್ನು ಪದ್ಯ ಇಲ್ಲವೇ ಪ್ರಾರ್ಥನೆ ಇಲ್ಲವೇ ಚಿಂತನೆಯೊಂದರ ಮುಖಾಂತರ ಆರಂಭಿಸುವುದು ಸಂಪ್ರದಾಯ. ಅಂದು ನಮ್ಮ ಕ್ಲಬ್ಬಿನ ಸಹಸದಸ್ಯನೊಬ್ಬ ಮದರ್ ಥೆರೇಸಾ ತೀರಿಕೊಂಡದ್ದನ್ನು ಪ್ರಸ್ತಾಪಿಸಿ ಆಕೆ ಬರೆದಿರುವ ಪದ್ಯವೊಂದನ್ನು ಓದಲು ಬಯಸುವುದಾಗಿ ತಿಳಿಸಿದ. ನಾನು ಅಲ್ಲಿ ತಲೆಬಾಗಿ ನಿಂತಿದ್ದಾಗ ಆ ವ್ಯಕ್ತಿ ನನಗೆ ಪರಿಚಿತವಾದದ್ದೊಂದನ್ನು ಓದುತ್ತಿರುವುದು ಕೇಳಿಸಿತು. ಅದಾದ ಮೇಲೆ ನಾನು ಆತನ ಬಳಿಗೆ ಹೋಗಿ ಆತ ಓದಿದ ಪದ್ಯ ಆತನಿಗೆ ಎಲ್ಲಿ ಸಿಕ್ಕಿತು ಎಂದು ಕೇಳಿದೆ. ಅದು ಮದರ್ ಥೆರೇಸರ ಮೇಲಿನ ಪುಸ್ತಕವೊಂದರಲ್ಲಿ ಇತ್ತು ಎಂದನಾತ. ಮಾರನೆಯ ದಿನ ಸಂಜೆ ಪುಸ್ತಕದ ಅಂಗಡಿಗೆ ಹೋಗಿ ಮದರ್ ಥೆರೇಸರ ಜೀವನ ಮತ್ತು ಕಾರ್ಯಗಳ ಬಗೆಗಿದ್ದ ವಿಭಾಗದಲ್ಲಿನ ಪುಸ್ತಕಗಳನ್ನು ತಿರುವಿ ಹಾಕಲಾರಂಭಿಸಿದೆ. ಅದು ಲುಸಿಂಡಾ ವರ್ಡೆ ಎಂಬುವವರು ಸಂಕಲಿಸಿದ್ದ ಮದರ್ ಥೆರೇಸಾ ಒಂದು ಸರಳ ಹಾದಿ ಎಂಬ ಪುಸ್ತಕದ ಕೊನೆಯ ಪುಟದಲ್ಲಿ ಇತ್ತು. ಆ ಪದ್ಯದ ಹೆಸರು ಎನಿವೇ ಎಂದಿತ್ತು. ಅದರಲ್ಲಿ ನಾನು 1968ರಲ್ಲಿ ಬರೆದು ಪ್ರಕಟಿಸಿದ್ದ ಪ್ಯಾರಾಡಾಕ್ಸಿಕಲ್ ಕಮ್ಯಾಂಡ್ಮೆಂಟ್ಸ್ನಲ್ಲಿನ 8 ಕಟ್ಟಳೆಗಳು ಇದ್ದವು. ಅದೊಂದು ಪದ್ಯದಂತೆ ಕಾಣಲು ಕೆಲವು ಪದಗಳ ಶೈಲಿಯನ್ನು ಹೊಂದಿಸಲಾಗಿತ್ತು. ಅದನ್ನು ಬಿಟ್ಟರೆ ಬೇರೇನೂ ಬದಲಾವಣೆಗಳಿರಲಿಲ್ಲ. ಯಾವುದೇ ಲೇಖಕ ಅಥವಾ ಕವಿಯ ಹೆಸರನ್ನು ಉಲ್ಲೇಖಿಸಿರಲಿಲ್ಲ. ಆದರೆ ಅದರ ಕೆಳಗಡೆ ಕಲ್ಕತ್ತದ ಶಿಶುಭವನದಲ್ಲಿನ ಗೋಡೆಯೊಂದರ ಮೇಲೆ ಫಲಕದ ಮೇಲಿದ್ದದ್ದು ಎಂದು ಬರೆಯಲಾಗಿತ್ತು. ನನ್ನ ಬೆನ್ನುಹುರಿಯಲ್ಲಿ ತಣ್ಣನೆಯ ಭಾವ ಮೇಲೆ ಕೆಳಗೆ ಹರಿಯುತ್ತಿರಬೇಕಾದರೆ ನಾನು ಸ್ತಬ್ಧನಾಗಿ ನಿಂತಿದ್ದೆ. ನನಗೆ ಅದೊಂದು ಅವಿಸ್ಮರಣೀಯ ಗಳಿಗೆ. ನಾನು 30 ವರ್ಷಗಳ ಹಿಂದೆ ಬರೆದದ್ದು ಅದು ಹೇಗೋ ಪ್ರಪಂಚದ ಇನ್ನೊಂದು ಭಾಗದಲ್ಲಿನ ಭಾರತದ ತನಕ ಹೋಗಿದೆ. ಅಲ್ಲಿ ಮದರ್ ಥೆರೇಸರವರೋ ಇಲ್ಲವೇ ಅವರ ಸಹೋದ್ಯೋಗಿಗಳು ತಾವು ಮಕ್ಕಳನ್ನು ನೋಡಿಕೊಳ್ಳುತ್ತಿರುವಾಗ ಇದು ಪ್ರತಿದಿನವೂ ನೋಡಲು ಯೋಗ್ಯವಾದದ್ದು ಎಂದು ಭಾವಿಸಿ ಅದನ್ನು ಗೋಡೆಯ ಮೇಲೆ ಹಾಕಿದ್ದಾರೆ. ಆ ವಿಚಾರ ನನ್ನನ್ನು ಗಾಢವಾಗಿ ತಟ್ಟಿತು. ನನಗೆ ಮದರ್ ಥೆರೇಸರ ಆಧ್ಯಾತ್ಮಿಕತೆ ಮತ್ತು ಅವರು ಮಾಡಿದ್ದ ಕೆಲಸಗಳ ಬಗ್ಗೆ ಬಹಳವಾದ ಗೌರವವಿತ್ತು. ನನಗೆ ಶಿಶುಭವನಗಳ ಬಗ್ಗೆಯೂ ಗೊತ್ತಿತ್ತು, ಏಕೆಂದರೆ ನಾನು ಮತ್ತು ನನ್ನ ಪತ್ನಿ ನಮ್ಮ 3 ಮಕ್ಕಳನ್ನು ಜಪಾನ್ ಮತ್ತು ರೊಮೇನಿಯಾಗಳ ಶಿಶುಭವನಗಳಿಂದ ದತ್ತು ತೆಗೆದುಕೊಂಡಿದ್ದೆವು. ಅದಾದ ಕೆಲವು ವಾರಗಳ ಬಳಿಕ ಪ್ಯಾರಾಡಾಕ್ಸಿಕಲ್ ಕಮ್ಯಾಂಡ್ಮೆಂಟ್ಸ್ಗಳ ಬಗೆಗಿನ ಈ ವಿಷಯವನ್ನು ಹಂಚಿಕೊಳ್ಳಲು ನನ್ನ ಪಾದ್ರಿಯಾಗಿರುವ ರೆವರೆಂಡ್ ಡಾನ್ ಆಸ್ಮನ್ರನ್ನು ಹೋಗಿ ಭೇಟಿಯಾದೆ. ಅವರ ಕಚೇರಿಯ ಒಳಗೆ ಹೋಗಿ ನೋಡುತ್ತೇನೆ, ಅಲ್ಲಿ ಅವರ ಮೇಜಿನ ಮೇಲೆ ಮದರ್ ಥೆರೇಸಾ ಒಂದು ಸರಳ ಹಾದಿ ಪುಸ್ತಕ ಇದೆ. ಅವರಿಗೆ ಆಗತಾನೇ ಯಾರೋ ಆ ಪುಸ್ತಕವನ್ನು ಕೊಟ್ಟಿದ್ದರು. ನಾನು ಆ ಪುಸ್ತಕವನ್ನು ತೆರೆದು ಅವರಿಗೆ ಆ ಪುಟವನ್ನು ತೋರಿಸಿ ಅದರ ಕಥೆಯನ್ನೆಲ್ಲ ಹೇಳಿದೆ. ನಾನು ಆ ಪುಸ್ತಕದ ಪ್ರತಿಯೊಂದನ್ನು ಕ್ಯಾಲಿಫೋರ್ನಿಯಾದಲ್ಲಿರುವ ನನ್ನ ಸೋದರಿ ಮೋನಾಗೆ ಕಳುಹಿಸಿದೆ. ಆಕೆ ಅದನ್ನು ಖಾಸಗಿ ಪ್ರೌಢಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿರುವ ತನ್ನ ಮಗಳು ಲೀಸಾಳಿಗೆ ಕೊಟ್ಟಳು. ಲೀಸಾಗೆ ಆಶ್ಚರ್ಯವಾಯಿತು. ಆಕೆಗೆ ಪ್ಯಾರಾಡಾಕ್ಸಿಕಲ್ ಕಮ್ಯಾಂಡ್ಮೆಂಟ್ಸ್ ಗೊತ್ತಿದ್ದವು, ಯಾಕೆಂದರೆ ಅವನ್ನು ಅವರ ಶಿಕ್ಷಕರ ಕೊಠಡಿಯ ಗೋಡೆಯ ಮೇಲೆ ಹಾಕಲಾಗಿತ್ತು. ಹೀಗೆ ಆ ಪ್ಯಾರಾಡಾಕ್ಸಿಕಲ್ ಕಮ್ಯಾಂಡ್ಮೆಂಟ್ಸ್ ಪ್ರಪಂಚದಾದ್ಯಂತ ಹರಡಿರುವುದನ್ನು ಹಾಗೂ 25 ವರ್ಷಗಳ ನಂತರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಕೃತಿಯಲ್ಲಿ ನನ್ನತ್ತ ಮರಳಿ ಬರಲು ಆರಂಭಿಸಿದ್ದನ್ನು ಕಂಡು ನಾನು ಮಂತ್ರಮುಗ್ಧನಾದೆ. ಇಂದಿಗೂ ಸಹ ಜನ ಜೀವನದ ಅರ್ಥಕ್ಕಾಗಿ ಪಾರಮಾರ್ಥಿಕ ಸತ್ಯಕ್ಕಾಗಿ ಹಸಿವಿನಿಂದ ಕೂಡಿರುವುದನ್ನು ಇದು ನನಗೆ ಸೂಚಿಸಿತು. ಅದೇ ರೀತಿ ಜನ ಪ್ಯಾರಾಡಾಕ್ಸಿಕಲ್ ಕಮ್ಯಾಂಡ್ಮೆಂಟ್ಸ್ ಬಗ್ಗೆ ಹೆಚ್ಚಿನದನ್ನು ತಿಳಿದುಕೊಳ್ಳಲು ಬಯಸುತ್ತಿರಬಹುದು ಎಂಬುದನ್ನು ಸೂಚಿಸಿತು. ಇನ್ನೂ ಹೆಚ್ಚಿಗೆ ತಿಳಿದುಕೊಳ್ಳಬೇಕು ಎಂದುಕೊಂಡ ಜನರಿಗೆ ಈ ಪುಸ್ತಕ. ಇದು ಪ್ಯಾರಾಡಾಕ್ಸಿಕಲ್ ಕಮ್ಯಾಂಡ್ಮೆಂಟ್ಸ್ ಅಂದರೆ ಏನು, ಅವುಗಳ ಹಿಂದಿರುವ ಕಥೆಗಳು ಮತ್ತು ವಿಚಾರದ ಬಗ್ಗೆ ಹಾಗೂ ಅವನ್ನು ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ ಎನ್ನುವುದರ ಬಗ್ಗೆ ಇದೆ. ಈ ಪ್ರಪಂಚ ಎಷ್ಟೇ ಹುಚ್ಚುತನದಿಂದ ಕೂಡಿದ್ದರೂ ಜನ ತಮ್ಮ ಬದುಕಿಗೆ ಅರ್ಥವನ್ನು ಕಂಡುಹಿಡಿದುಕೊಳ್ಳಬಹುದು ಎನ್ನುವುದು ನನಗೆ ಮನದಟ್ಟಾಗಿದೆ. ಅದೇ ರೀತಿ ಕೀರ್ತಿ ಮತ್ತು ಪ್ರಶಂಸೆಗಿಂತ ತಮ್ಮ ಬದುಕಿನ ವ್ಯಕ್ತಿಗತ ಅರ್ಥವನ್ನು ಕಂಡುಹಿಡಿಯಲು ಜನರು ಪ್ರಯತ್ನಿಸಿದರೆ ಹಾಗೂ ಇಂತಹ ವಿಪರ್ಯಾಸ ಸತ್ಯದ ಜೀವನವನ್ನು ಪಾಲಿಸಿದರೆ ಈ ಜಗತ್ತು ನಮಗೆ ಇನ್ನೂ ಚೆನ್ನಾಗಿ ಅರ್ಥವಾಗುತ್ತದೆ ಎನ್ನುವುದು ನನಗೆ ಮನದಟ್ಟಾಗಿದೆ. ನಮ್ಮ ಸ್ವಂತ ಜೀವನದ ಅರ್ಥವನ್ನು ಕಂಡುಕೊಳ್ಳುತ್ತಿರುವಾಗ ನಮ್ಮಲ್ಲಿನ ಪ್ರತಿಯೊಬ್ಬರೂ ನಮ್ಮೆಲ್ಲರಿಗಾಗಿ ಬದುಕಲು ಯೋಗ್ಯವಾದ ಇನ್ನೂ ಉತ್ತಮ ಸ್ಥಳವಾಗಿ ಈ ಜಗತ್ತನ್ನು ಮಾಡಿಕೊಳ್ಳಬಹುದು. ಕೆಂಟ್ ಎಂ ಕೀತ್, ಹೊನಲುಲು, ಹವಾಯಿ ರಾಜ್ಯ, ಅಮೆರಿಕ, 2002. ಅಧ್ಯಾಯ 1. ಇದೊಂದು ವಿಚಿತ್ರ ಪ್ರಪಂಚ. ಮೊದಲಿಗೆ ಇದೊಂದು ತಲೆಬುಡ ಅರ್ಥವಾಗದ ವಿಚಿತ್ರವಾದ ತಿಕ್ಕಲು ಪ್ರಪಂಚ ಎನ್ನುವುದನ್ನು ಸುಮ್ಮನೆ ಒಪ್ಪಿಕೊಂಡು ಅಲ್ಲಿಂದ ಆರಂಭಿಸುವುದೇ ಒಳ್ಳೆಯದು. ಈ ಪ್ರಪಂಚ ನಿಜವಾಗಲೂ ಅರ್ಥವೇ ಆಗುವುದಿಲ್ಲ. ನಾವು ನಮ್ಮ ಈ ಭೂಮಿಯನ್ನೇ ನಮ್ಮನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದೇವೆ. ನಮ್ಮ ಎಲ್ಲಾ ನೈಸರ್ಗಿಕ ವ್ಯವಸ್ಥೆಗಳು ಹದಗೆಡುತ್ತಿವೆ. ಈ ಭೂಮಿ ನಮ್ಮನ್ನು ಸಾಕಲಾಗದಷ್ಟು ವೇಗವಾಗಿ ಜನಸಂಖ್ಯೆ ಬೆಳೆಯುತ್ತಿದೆ. ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಮರುಪೂರಣ ಮಾಡಿಕೊಂಡು ದೀರ್ಘಕಾಲದ ಗಟ್ಟಿ ಭವಿಷ್ಯವನ್ನು ನಿರ್ಮಿಸಿಕೊಳ್ಳುವುದರ ಬದಲಿಗೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳು ಎಂದೆಂದಿಗೂ ನಶಿಸುವುದಿಲ್ಲ ಎನ್ನುವ ರೀತಿ ಆಡುತ್ತಿದ್ದೇವೆ. ಪರಮಾಣು ನಿಶಸ್ತ್ರೀಕರಣದ ವಿಚಾರವಾಗಿ ಕೆಲವೊಂದು ಅಭಿವೃದ್ಧಿ ಆಗಿದೆ. ಆದರೆ ಜಗತ್ತಿನ ಪ್ರತಿಯೊಂದು ಗಂಡು, ಹೆಣ್ಣು ಮತ್ತು ಮಗುವನ್ನು 3 ಇಲ್ಲವೇ 4 ಬಾರಿ ಕೊಲ್ಲಬಹುದಾದಷ್ಟು 10,000 ಅಣುಬಾಂಬಿನ ಮಿಸೈಲ್ಗಳು ಈಗಲೂ ಇವೆ. ಭೂಮಿಗೆ ಸೂರ್ಯನ ಬೆಳಕು ಇಣುಕದಷ್ಟು ದಟ್ಟಣೆಯ ಕಾರ್ಮೋಡಗಳನ್ನು ಸೃಷ್ಟಿಸಿ ಇಲ್ಲಿನ ಪ್ರತಿಯೊಂದು ಜೀವಿಯ ಸರ್ವನಾಶ ಆಗುವಂತೆ ಮಾಡಲು ಇಂತಹ ಕೇವಲ 100 ಅಣುಬಾಂಬ್ಗಳಷ್ಟೇ ಸಾಕು. ಈ ಭೂಗ್ರಹದ ಮೇಲಿನ ಪ್ರತಿಯೊಬ್ಬ ಮನುಷ್ಯನಿಗೂ ಅಗತ್ಯವಾದಷ್ಟು ಆಹಾರ ನೀಡಲು ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿನದನ್ನು ಇಂದು ಜಗತ್ತಿನಾದ್ಯಂತ ಉತ್ಪಾದಿಸಲಾಗುತ್ತಿದೆ. ಆದರೂ ಹಸಿವಿನಿಂದ ಪ್ರತಿ ವರ್ಷವೂ 100,000 ಜನ ಸಾಯುತ್ತಿದ್ದಾರೆ. ಹಾಗೆಯೇ ಪೌಷ್ಟಿಕಾಂಶದ ಕೊರತೆಯಿಂದ 100 ಕೋಟಿಗೂ ಹೆಚ್ಚು ಜನ ಬಳಲುತ್ತಿದ್ದಾರೆ. 100,000 ಜನ ಚಿಕಿತ್ಸೆ ನೀಡಿ ವಾಸಿ ಮಾಡಬಹುದಾದ ಕಾಯಿಲೆಗಳಿಂದ ನರಳುತ್ತಿದ್ದಾರೆ. ಮನುಷ್ಯನ ದೇಹದೊಳಗೆ ಸೇರಿಕೊಂಡು ಅವನ ಶಕ್ತಿ ಹೀರುವ ಹೊಟ್ಟೆಹುಳು, ಕರುಳು ಜಂತು ಮುಂತಾದ ಕ್ರಿಮಿಗಳಿಂದ ಸುಮಾರು 70 ಕೋಟಿ ಜನ ನರಳುತ್ತಿದ್ದಾರೆ ಎಂದು ಅಂದಾಜು. ದಾರಿದ್ರ್ಯದಿಂದ ಕೂಡಿದ ಎಷ್ಟೋ ದೇಶಗಳಿಗೆ ಪೋಲಿಯೋ, ಸಿಡುಬು, ಹಳದಿ ಜ್ವರಗಳಂತಹ ರೋಗಗಳಿಗೆ ವ್ಯಾಕ್ಸಿನ್ ಕೊಳ್ಳಲು ಅಥವಾ ಕ್ಷಯ, ಕುಷ್ಠರೋಗದಂತಹ ರೋಗಗಳಿಗೆ ಔಷಧಿ ಒದಗಿಸಲು ಸಾಧ್ಯವೇ ಇಲ್ಲವಾಗಿದೆ. ಬಡ ದೇಶಗಳಲ್ಲಿನ 8 ಕೋಟಿ ಮಕ್ಕಳಲ್ಲಿ ಕೇವಲ 80 ಲಕ್ಷ ಮಕ್ಕಳಿಗೆ ಮಾತ್ರ ಡಿಫ್ತೀರಿಯಾ, ಧನುರ್ವಾತ ಮತ್ತು ನಾಯಿಕೆಮ್ಮು ರೋಗಗಳಿಗೆ ರೋಗ ನಿರೋಧಕ ಚುಚ್ಚುಮದ್ದು ನೀಡಲಾಗಿದೆ. ತಡೆಯಬಹುದಾದ ಕಾಯಿಲೆಗಳಿಗೆ ಸಿಲುಕಿ ಉಷ್ಣವಲಯದ ದೇಶಗಳ ಸುಮಾರು 2.5 ಕೋಟಿ ಜನ ಅಂಧತ್ವಕ್ಕೆ ಬಲಿಯಾಗಿದ್ದಾರೆ ಎಂದು ಅಂದಾಜು ಮಾಡಲಾಗಿದೆ. ಅಮೆರಿಕ ಪ್ರಪಂಚದಲ್ಲಿಯೇ ಅತ್ಯಂತ ಶ್ರೀಮಂತ ರಾಷ್ಟ. ಆದರೂ 1 ಕೋಟಿಗೂ ಹೆಚ್ಚಿನ ಮಕ್ಕಳು ಇಲ್ಲಿ ದಾರಿದ್ರ್ಯ ರೇಖೆಯ ಕೆಳಗೆ ಸಿಕ್ಕಿಬಿದ್ದಿದ್ದಾರೆ. 1980ರಿಂದ 1990ರ ಅವಧಿಯಲ್ಲಿ ದಾರಿದ್ರ್ಯ ರೇಖೆಗಿಂತ ಕೆಳಗೆ ಜೀವಿಸುತ್ತಿರುವ 5 ವರ್ಷಕ್ಕಿಂತ ಕಮ್ಮಿ ವಯಸ್ಸಿನ ಮಕ್ಕಳು ಶೇಕಡ 23ರಷ್ಟು ಹೆಚ್ಚಾಗಿದ್ದಾರೆ. ನಮ್ಮ ಭವಿಷ್ಯ ನಮ್ಮ ಮಕ್ಕಳ ಮೇಲೆ ಅವಲಂಬಿತವಾಗಿದೆ ಎಂದು ಹೇಳುತ್ತೇವೆ. ಆದರೆ ನಾವು ಅವರೊಡನೆ ಕಳೆಯಬೇಕಾದಷ್ಟು ಸಮಯ ಕಳೆಯುವುದಿಲ್ಲ. ಅಪ್ಪ ಅಮ್ಮಂದಿರು ತಮ್ಮ ಮಕ್ಕಳೊಡನೆ ಒಂದು ದಿನದಲ್ಲಿ ಕಳೆಯುವ ಮೌಲಿಕ ಸಮಯವನ್ನು ನಿಮಿಷಗಳಲ್ಲಿ ಅಳೆದರೆ ಮಕ್ಕಳು ದೂರದರ್ಶನ ನೋಡುತ್ತಾ ಕಳೆಯುವ ಸಮಯವನ್ನು ಗಂಟೆಗಳಲ್ಲಿ ಅಳೆಯಲಾಗುತ್ತದೆ. ನಾವು ಮನೆಯಲ್ಲಿ ಮಾಡಲಾಗದೆ ಹೋಗುತ್ತಿರುವ ಕೆಲಸವನ್ನು ಶಾಲೆಗಳು ಮಾಡುತ್ತವೆ ಎಂದು ಆಶಿಸುತ್ತೇವೆ. ಆದರೆ ವೃತ್ತಿಪರ ಕ್ರೀಡಾಪಟುಗಳಿಗೆ ನೀಡುವ ಹಣದಲ್ಲಿನ ಯಾವುದೋ ಒಂದು ನಿಕೃಷ್ಟ ಭಾಗವನ್ನು ಮಾತ್ರ ಶಿಕ್ಷಕರಿಗೆ ಸಂಬಳವಾಗಿ ನೀಡುತ್ತೇವೆ. ತಮ್ಮ ಹೈಸ್ಕೂಲಿನ ಮಾರ್ಕ್ಸ್ಕಾರ್ಡ್ ಸಹ ಓದಲು ಬಾರದಂತಹ 100,000 ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷ ಪದವೀಧರರನ್ನಾಗಿಸುತ್ತಿದ್ದೇವೆ. ನಮ್ಮ ಹದಿಹರೆಯದ ಹುಡುಗ ಹುಡುಗಿಯರನ್ನು ಜಗತ್ತಿನೊಂದಿಗೆ ಬೆರೆಯದಂತೆ ಬೇರ್ಪಡಿಸಿ ಶಾಲಾ ಕಟ್ಟಡಗಳಲ್ಲಿ ಕೂಡಿ ಹಾಕುತ್ತೇವೆ. ಅವರಿಗೆ ಅತ್ಯಂತ ಕಡಿಮೆ ಜವಾಬ್ದಾರಿ ನೀಡುತ್ತೇವೆ, ಜೊತೆಗೆ ಅದಕ್ಕಿಂತ ಕಮ್ಮಿಯದನ್ನು ಅವರಿಂದ ಬಯಸುತ್ತೇವೆ. ಅವರು ವಯಸ್ಕ ಪ್ರಪಂಚದೊಡನೆ ವ್ಯವಹರಿಸದಂತೆ ದೂರ ಇಟ್ಟು ಅವರಾಗಿ ಅವರು ಕೆಟ್ಟ ಗ್ಯಾಂಗ್ಗಳ ಜೊತೆ ಗುರುತಿಸಿಕೊಳ್ಳುವಂತೆ ಮಾಡುತ್ತೇವೆ. 1980ರ ಸುಮಾರಿನಲ್ಲಿ ಅಮೆರಿಕದಲ್ಲಿನ 1,35,000 ವಿದ್ಯಾರ್ಥಿಗಳು ಶಾಲೆಗೆ ಗನ್ನು ಒಯ್ಯುತ್ತಿದ್ದರು ಎಂದು ಅಂದಾಜು ಮಾಡಲಾಗಿದೆ. ಇದೆಲ್ಲ ಶಾಲಾ ಕಾಲೇಜುಗಳಲ್ಲಿನ ರಕ್ತಪಾತ ಕಗ್ಗೊಲೆಗಳಲ್ಲಿ ಕೊನೆಗೊಂಡಾಗ ಇಡೀ ರಾಷ್ಟ್ರವೇ ಶೋಕಿಸುತ್ತದೆ. ಅಮೆರಿಕದ ನಮ್ಮ ಸಮಾಜ ಕೋರ್ಟು ವ್ಯಾಜ್ಯಾಸಕ್ತ ಸಮಾಜ. ನಾವು ಪ್ರತಿ ವರ್ಷ 10 ಕೋಟಿ ದಾವೆಗಳನ್ನು ಹೂಡುತ್ತೇವೆ. ಇವುಗಳಲ್ಲಿ ಕೆಲವೊಂದು ದಾವೆಗಳನ್ನು ತಾವು ಮಾಡಿರುವ ಕೆಲಸಗಳಿಗೆ ತಾವು ಜವಾಬ್ದಾರರೇ ಅಲ್ಲ ಎಂದುಕೊಳ್ಳುವ ವ್ಯಕ್ತಿಗಳಿಂದ ಹೂಡಲ್ಪಟ್ಟಿರುತ್ತವೆ. ಅವರೇ ತಪ್ಪು ಮಾಡಿದ್ದರೂ ಬೇರೆಯವರನ್ನು ಕೋರ್ಟಿಗೆ ಎಳೆಯುತ್ತಾರೆ. ಕೆಲವರು ಅದರಿಂದ ಶ್ರೀಮಂತರೂ ಆಗಿಬಿಡುತ್ತಾರೆ. ಇವುಗಳ ಮಧ್ಯೆ ಗಂಡ ಹೆಂಡತಿ ಇಲ್ಲವೇ ಮಕ್ಕಳಿಗೆ ದ್ರೋಹ ಬಗೆಯುವವರು, ಕೊಲೆ ಕಳ್ಳತನ ಸುಲಿಗೆ ಮಾಡುವವರು, ಡ್ರಗ್ಸ್ ತೆಗೆದುಕೊಳ್ಳುವ ಮಾದಕ ದ್ರವ್ಯ ವ್ಯಸನಿಗಳು ಅಥವಾ ಹೀನಾಯ ಅಪರಾಧಗಳನ್ನು ಎಸಗುವವರು ಟಿವಿಯಲ್ಲಿನ ಟಾಕ್ ಶೋಗಳಲ್ಲಿ ಅತಿಥಿಗಳಾಗಿ ಭಾಗವಹಿಸುತ್ತಾರೆ. ಕೆಲವರು ತಮ್ಮ ಕಥೆಯನ್ನು ಪುಸ್ತಕವಾಗಿ ಬರೆದು ಇಲ್ಲವೇ ಅದರ ಹಕ್ಕುಗಳನ್ನು ಬೇರೆಯವರಿಗೆ ಮಾರಿಕೊಂಡು ಲಕ್ಷಾಂತರ ಡಾಲರ್ಗಳನ್ನೂ ಸಂಪಾದಿಸಿಬಿಡುತ್ತಾರೆ. ನಮಗಿಂತ ಮುಂಚಿನ ಸಹಸ್ರಾರು ತಲೆಮಾರುಗಳಿಗೆ ದಾರಿ ತೋರಿ ಪೋಷಿಸಿದಂತಹ ಮಾನವೀಯ ಮೌಲ್ಯಗಳಿಗೆ ಇಂದು ಅನೇಕರು ಬೆನ್ನು ತಿರುಗಿಸಿದ್ದಾರೆ. ಕೆಲವು ಜನ ಪ್ರತಿಯೊಂದು ವಿಷಯವೂ ಸಾಪೇಕ್ಷವಾದದ್ದು ಹಾಗೂ ಅದು ತಮ್ಮ ಮೂಗಿನ ನೀರಕ್ಕೇ ಇರುವಂತಹದ್ದು ಎಂದು ತೀರ್ಮಾನಿಸಿಬಿಟ್ಟಿದ್ದಾರೆ. ಅವರು ಯಾವುದಕ್ಕೂ ಸಮಂಜಸವಾದ ಅರ್ಥವನ್ನೇ ನೀಡುವುದಿಲ್ಲ. ಆದರೆ ಆಮೇಲೆ ಮಾತ್ರ ಜೀವನ ಖಾಲಿ ಖಾಲಿ ಮತ್ತು ಇದಕ್ಕೆ ಅರ್ಥವೇ ಇಲ್ಲ ಎಂದು ದೂರುತ್ತಿರುತ್ತಾರೆ. ಹೌದು, ಇದೊಂದು ಅರ್ಥವೇ ಆಗದ ವಿಚಿತ್ರ ಪ್ರಪಂಚ. ಇದು ನಿಮಗೆ ಅರ್ಥವೇ ಆಗುತ್ತಿಲ್ಲ ಎಂದುಕೊಂಡಿದ್ದೀರಾದರೆ ನೀವು ಸರಿಯಾಗಿಯೇ ಅಂದುಕೊಂಡಿದ್ದೀರಿ. ಇದು ನಿಜವಾಗಲು ಅರ್ಥವೇ ಆಗುವುದಿಲ್ಲ. ಈಗ ಇಲ್ಲಿರುವ ವಿಷಯ ಇವೆಲ್ಲವುಗಳ ಬಗ್ಗೆ ಆಕ್ಷೇಪಣೆ ವ್ಯಕ್ತಪಡಿಸುವುದಲ್ಲ. ಮುಖ್ಯವಾದ ವಿಷಯ ಏನೆಂದರೆ ಭರವಸೆ ಕಳೆದುಕೊಳ್ಳದೇ ಇರುವುದು. ವಿಷಯ ಇದು: ಪ್ರಪಂಚ ಅರ್ಥವೇ ಆಗುವುದಿಲ್ಲ, ಆದರೆ ನೀವು ಅರ್ಥವಾಗಬಹುದು. ನೀವು ಆತ್ಮಸಂತೋಷವನ್ನು, ವ್ಯಕ್ತಿಗತವಾದ ಅರಿವನ್ನು ಕಂಡುಕೊಳ್ಳಬಹುದು. ಈ ಪುಸ್ತಕದಲ್ಲಿರುವುದೆಲ್ಲ ಅದರ ಬಗ್ಗೆಯೇ. ಈ ಚಿತ್ರ ವಿಚಿತ್ರ ಪ್ರಪಂಚದಲ್ಲಿ ನಮ್ಮ ವೈಯಕ್ತಿಕ ಅರಿವನ್ನು ಕಂಡುಕೊಳ್ಳುವುದರ ಬಗ್ಗೆಯೇ ಇದರಲ್ಲಿ ಇರುವುದು. ಈ ಪ್ರಪಂಚ ವಿಚಿತ್ರವಾಗಿದ್ದರೂ ನೀವು ಹಾಗೆ ಇಲ್ಲ. ವಿಪರ್ಯಾಸ ಎನ್ನಿಸುವ ಈ ಸತ್ಯದಲ್ಲಿ ನಿಮಗೆ ಆತ್ಮಸಂತೋಷ ಸಿಗುತ್ತದೆ. ವಿಪರ್ಯಾಸ ಸತ್ಯ ಅಂದರೆ ಪ್ಯಾರಾಡಾಕ್ಸ್ ಎನ್ನುವುದು ಜನಪ್ರಿಯವಾದ ಅಭಿಪ್ರಾಯಕ್ಕೆ ಹೊರತಾದ ಲೋಕಜ್ಞಾನವನ್ನೂ ತಪ್ಪು ಎನ್ನುವ ಆದರೆ ಆಳದಲ್ಲಿ ಸತ್ಯಸ್ಯ ಸತ್ಯವಾದ ಒಂದು ವಿಚಾರ. ಈ ಪುಸ್ತಕ ಅಂತಹ ವಿಪರ್ಯಾಸ ಸತ್ಯದ ದಶಾದೇಶಗಳ 10 ಪ್ಯಾರಾಡಾಕ್ಸಿಕಲ್ ಕಮ್ಯಾಂಡ್ಮೆಂಟ್ಸ್ನ ಕುರಿತು. ನೀವು ಈ ಪ್ಯಾರಾಡಾಕ್ಸಿಕಲ್ ಕಮ್ಯಾಂಡ್ಮೆಂಟ್ಸ್ಗಳನ್ನು ಒಪ್ಪಿಕೊಳ್ಳಬಲ್ಲಿರಾದರೆ ನೀವಾಗ ಸ್ವತಂತ್ರರು, ಈ ಪ್ರಪಂಚದ ಹುಚ್ಚುತನಗಳಿಂದ ಮುಕ್ತರು. ವಿಪರ್ಯಾಸ ಸತ್ಯದ ಈ ದಶಾದೇಶಗಳು ನಿಮ್ಮ ವೈಯಕ್ತಿಕ ಸ್ವಾತಂತ್ರ್ಯದ ಘೋಷಣೆಗಳೇ ಆಗಬಹುದು. ನಿಮ್ಮ ಸ್ವಾತಂತ್ರ್ಯವನ್ನು ನಿಮಗೆ ಸದಾ ಜ್ಞಾಪಿಸುತ್ತಿರುವುದರ ಗುರುತಿಗೆಂಬಂತೆ ಅವನ್ನು ಗೋಡೆಯ ಮೇಲೆ ಅಂಟಿಸಿ. ಆಗ ಯಾವುದು ಸರಿಯಾದದ್ದು, ಒಳ್ಳೆಯದು ಮತ್ತು ಸತ್ಯವಾದದ್ದು ಎಂದು ನೀವು ನಂಬುತ್ತೀರೋ ಅದನ್ನು ನಿಮ್ಮ ಉಳಿಕೆ ಜೀವನದಾದ್ಯಂತ ಮಾಡಬಹುದು. ಯಾಕೆಂದರೆ ಆಗ ನಿಮಗೆ ಅದರ ನಿಜವಾದ ಅರ್ಥ ಆಗಿರುತ್ತದೆ. ಪ್ಯಾರಾಡಾಕ್ಸಿಕಲ್ ಕಮ್ಯಾಂಡ್ಮೆಂಟ್ಸ್ಗಳು ರೋಗಗ್ರಸ್ತ ಗೀಳಾಗಲಿ ನಿರಾಶಾವಾದವಾಗಲಿ ಅಲ್ಲ. ಯಾವುದು ಸರಿಯಾದದ್ದೋ, ಒಳ್ಳೆಯದೋ ಹಾಗೂ ಸತ್ಯವಾದದ್ದೋ ಅದನ್ನು ನೀವು ಮಾಡಿದರೆ ಅದಕ್ಕೆ ನಿಮಗೆ ಆಗಾಗ ಪ್ರಶಂಸೆ ಮೆಚ್ಚುಗೆ ಸಿಗಬಹುದು. ಆದರೆ ಪ್ರಪಂಚದ ಮೆಚ್ಚುಗೆಯ ಅವಶ್ಯಕತೆ ಇಲ್ಲದೆಯೇ ನೀವು ಆತ್ಮಸಂತೋಷವನ್ನು ಪಡೆದಿರಾದರೆ ಆಗ ನೀವು ಸ್ವತಂತ್ರರು. ಬೇರೆಯವರು ಮೆಚ್ಚಲಿ ಬಿಡಲಿ, ನಿಮಗೆ ಯಾವುದು ಅರ್ಥವಾಗುತ್ತದೆಯೋ ಅದನ್ನು ಮಾಡಲು ನೀವು ಸ್ವತಂತ್ರರು. ನೀವು ನಿಜವಾಗಲು ಯಾರೋ ಅದಾಗಲು ನೀವು ಸ್ವತಂತ್ರರು. ನೀವು ಏನಾಗಬೇಕಿತ್ತೋ ಅದಾಗಲು ನೀವು ಸರ್ವ ಸ್ವತಂತ್ರರು. ಬೇರೆಯವರು ಕಾಣದೇ ಹೋಗಬಹುದಾದ ಅರಿವನ್ನು ಕಂಡುಕೊಳ್ಳಲು ನೀವು ಮುಕ್ತರು. ಆ ಅರಿವನ್ನು ನೀವು ಕಂಡುಕೊಂಡಾಗ ನೀವು ಅಲ್ಲಿಯವರೆಗೂ ಅನುಭವಿಸಿರದಷ್ಟು ಆಳವಾದ ಸಂತೋಷವನ್ನು ಕಾಣುತ್ತೀರಿ. ಈ ಪ್ಯಾರಾಡಾಕ್ಸಿಕಲ್ ಕಮ್ಯಾಂಡ್ಮೆಂಟ್ಸ್ಗಳು ಅರಿವಿಗಾಗಿ, ಜ್ಞಾನಕ್ಕಾಗಿ ಒಂದು ಕರೆ. ವಿಚಿತ್ರವಾದ ಈ ಹುಚ್ಚು ಪ್ರಪಂಚದಲ್ಲಿ ನಮ್ಮ ವೈಯಕ್ತಿಕ ಅರಿವನ್ನು ಕಂಡುಕೊಳ್ಳಲು ಮಾಡುವ ಒಂದು ಕರೆ. ಈ ಪುಸ್ತಕದಲ್ಲಿ ಮೊದಲಿಗೆ ಪ್ಯಾರಾಡಾಕ್ಸಿಕಲ್ ಕಮ್ಯಾಂಡ್ಮೆಂಟ್ಸ್ಗಳ ಅರ್ಥವನ್ನು ಕೂಲಂಕುಷವಾಗಿ ವಿಶ್ಲೇಷಿಸುತ್ತೇನೆ. ನಂತರ ಈ ವಿಪರ್ಯಾಸ ಸತ್ಯದ ಜೀವನವನ್ನು ಹೇಗೆ ಜೀವಿಸುವುದು ಎಂದು ವಿವರಿಸುತ್ತೇನೆ. ಅಧ್ಯಾಯ 2. ಜನರು ತರ್ಕಹೀನರು, ಯುಕ್ತಾಯುಕ್ತ ಪರಿಜ್ಞಾನ ಇಲ್ಲದವರು ಹಾಗೂ ಸ್ವಕೇಂದ್ರಿತ ಸ್ವಾರ್ಥಿಗಳು. ಏನೇ ಇರಲಿ, ಅವರನ್ನು ಪ್ರೀತಿಸಿ. ಚಾರ್ಲ್ಸ್ ಶ್ಕುಲ್ಜ್ರ ಪೀನಟ್ಸ್ ಕಾರ್ಟೂನಿನಲ್ಲಿ ಬರುವ ಲೂಸಿ ಎಂಬ ಪಾತ್ರ ಹೀಗನ್ನುತ್ತದೆ: ನಾನು ಮನುಷ್ಯ ಜಾತಿಯನ್ನು ಪ್ರೀತಿಸುತ್ತೇನೆ, ಆದರೆ ಈ ಮನುಷ್ಯರನ್ನೇ ನನ್ನ ಕೈಯಲ್ಲಿ ಸಹಿಸಿಕೊಳ್ಳಲು ಆಗದಿರುವುದು. ಕೆಲವು ಜನರು ಬಹಳ ಅಸಾಧ್ಯರಾಗಿರುತ್ತಾರೆ, ಹಾಗಾಗಿ ಅಂತಹವರನ್ನು ಇಷ್ಟಪಡುವುದು ಬಹಳವೇ ಕಷ್ಟ. ಕೆಲವರು ತರ್ಕಹೀನರು, ಯುಕ್ತಾಯುಕ್ತ ಪರಿಜ್ಞಾನ ಇಲ್ಲದವರು ಹಾಗೂ ಸ್ವಕೇಂದ್ರಿತ ಸ್ವಾರ್ಥಿಗಳೂ ಆಗಿದ್ದು ಅವರನ್ನು ಸಹಿಸಿಕೊಳ್ಳುವುದು ನಮಗೆ ನಿಜಕ್ಕೂ ಅಸಾಧ್ಯ. ಆದರೂ ಏನೇ ಆಗಲಿ, ನಾವು ಅವರನ್ನು ಪ್ರೀತಿಸಬೇಕು. ಪ್ರೀತಿ ಎನ್ನುವುದು ನಾವು ಕೊಡಬಲ್ಲ, ತೆಗೆದುಕೊಳ್ಳಬಲ್ಲ ಒಂದು ಮಹೋನ್ನತ ಉಡುಗೊರೆ. ಅದು ನಾವೆಲ್ಲರೂ ಕೊಡಲೇಬೇಕಾದ, ತೆಗೆದುಕೊಳ್ಳಲೇಬೇಕಾದ ಕಾಣಿಕೆ. ಪ್ರೀತಿ ಇಲ್ಲದೆ ಬದುಕಿದ ಬದುಕು ಪೂರ್ಣವಾಗಿ ಬದುಕಿದ ಬದುಕಲ್ಲ. ನಿಮ್ಮ ಪ್ರೀತಿಯನ್ನು ಪರಿಮಿತಗೊಳಿಸಿಕೊಂಡು ನಿಮ್ಮ ಜೀವನವನ್ನು ಪರಿಮಿತ ಮಾಡಿಕೊಳ್ಳಬೇಡಿ. ಮನುಷ್ಯನ ಬೆಳವಣಿಗೆಗೆ ವಿಟಮಿನ್ಗಳು, ಖನಿಜಗಳು ಹಾಗೂ ಪ್ರೋಟೀನ್ಗಳು ಎಷ್ಟು ಅತ್ಯವಶ್ಯವೋ, ಪ್ರೀತಿ ಎನ್ನುವುದೂ ಅಷ್ಟೇ ಅತ್ಯವಶ್ಯವಾದದ್ದು ಎಂದು ಮನಃಶಾಸ್ತ್ರಜ್ಞ ಅಬ್ರಹಾಂ ಮಸ್ಲೋವ್ ಒಮ್ಮೆ ಅಭಿಪ್ರಾಯಪಟ್ಟಿದ್ದರು. ಮನುಷ್ಯರು ಪ್ರೀತಿ ಎನ್ನುವ ಪೆಟ್ರೋಲ್ನಿಂದ ಓಡಲು ತಯಾರಿಸಿರುವ ಇಂಜಿನ್ಗಳು ಎಂದು ನಾನು ನಂಬುತ್ತೇನೆ. ನಮ್ಮನ್ನು ವಿನ್ಯಾಸ ಮಾಡಿರುವುದೇ ಹಾಗೆ. ನಾವು ಪ್ರೀತಿಯನ್ನು ಕೊಡುತ್ತಿಲ್ಲ, ತೆಗೆದುಕೊಳ್ಳುತ್ತಿಲ್ಲ ಎಂದರೆ ನಾವು ನಮ್ಮ ಇಂಜಿನ್ನ ಎಲ್ಲಾ ಸಿಲಿಂಡರ್ಗಳನ್ನು ಪೂರ್ಣವಾಗಿ ಉಪಯೋಗಿಸಿಕೊಳ್ಳುತ್ತಿಲ್ಲ ಎಂದೇ ಅರ್ಥ. ನಾವು ಯಾರಾಗಬೇಕಿತ್ತೋ ಅದಲ್ಲ, ನಾವು ಏನು ಮಾಡಬಹುದೋ ಅದೆಲ್ಲವನ್ನೂ ನಾವು ಮಾಡುತ್ತಿಲ್ಲ. ತಮಗೆ ಯಾರು ಇಷ್ಟವಾಗುವುದಿಲ್ಲವೋ ಅವರನ್ನು, ಅಥವಾ ತಾವು ಯಾರನ್ನು ತರ್ಕಹೀನರು, ಪರಿಜ್ಞಾನ ಇಲ್ಲದವರು, ಸ್ವಾರ್ಥಿಗಳು ಎಂದು ಅಂದುಕೊಳ್ಳುತ್ತಾರೋ ಅಂತಹವರನ್ನು ಪ್ರೀತಿಸದೇ ಇರಲು ಜನ ನಿರ್ಧರಿಸಿಬಿಡುವುದು ನಿಜಕ್ಕೂ ದುರಂತ. ಅದು ದುರಂತ ಯಾಕೆಂದರೆ ಪ್ರೀತಿ ಎನ್ನುವುದು ಒಪ್ಪಿಕೊಳ್ಳಬಹುದಾದವರನ್ನು ಇಲ್ಲವೇ ಯೋಗ್ಯರಾದವರನ್ನಷ್ಟೇ ಪ್ರೀತಿಸಬೇಕು ಎನ್ನುವುದರ ಮೇಲೆ ಅವಲಂಬಿತವಾಗಿಲ್ಲ, ಆಗಲೂಬಾರದು. ನಮ್ಮೆಲ್ಲರಲ್ಲೂ ಕುಂದುಕೊರತೆಗಳಿವೆ. ಕೆಲವೊಂದು ತಾಳ್ಮೆ ಕಳೆದುಕೊಂಡ, ದೌರ್ಬಲ್ಯಗಳಿಗೆ ಬಲಿಯಾದ ಅಥವಾ ಆಮಿಷಕ್ಕೆ ಒಳಗಾದ ನಿಮಿಷಗಳನ್ನು ನಾವೆಲ್ಲರೂ ಹೊಂದಿದ್ದೇವೆ. ಕೆಲವೊಂದು ಕೆಲಸಗಳನ್ನು ಮಾಡಿಬಿಟ್ಟು ಆಮೇಲೆ ಅಯ್ಯೋ ಅದನ್ನು ಮಾಡಬಾರದಿತ್ತು ಎಂದು ಹಳಹಳಿಸಿದ ಸಂಗತಿಗಳು ನಮ್ಮೆಲ್ಲರಲ್ಲೂ ಇವೆ. ಎಲ್ಲರೂ ಒಪ್ಪಬಹುದಾದ ಹಾಗೆ ನಾವು ಎಲ್ಲಾ ಸಮಯದಲ್ಲಿಯೂ ವರ್ತಿಸಿರುವುದಿಲ್ಲ. ನಾವು ಯಾವಾಗಲೂ ಯೋಗ್ಯರಾಗಿಯೇ ನಡೆದುಕೊಂಡಿದ್ದೇವೆ ಎಂದೂ ಇಲ್ಲ. ಒಪ್ಪಬಹುದಾದ ಇಲ್ಲವೇ ಯೋಗ್ಯರಾದ ಎನ್ನುವುದೇನಾದರೂ ಪ್ರೀತಿಗೆ ಅತ್ಯಗತ್ಯವಾದ ವಸ್ತುವಾಗಿ ಬಿಟ್ಟರೆ ಆಗ ಈ ಜಗತ್ತಿನಲ್ಲಿ ಸ್ವಲ್ಪವೇ ಸ್ವಲ್ಪ ಪ್ರೀತಿ ಮಾತ್ರ ಇರುತ್ತದೆ. ಉತ್ತಮವಾದ ಉನ್ನತವಾದ ಪ್ರೀತಿಗೆ ಯಾವುದೇ ಷರತ್ತುಗಳಿಲ್ಲ. ನಮ್ಮೆಲ್ಲ ಕುಂದುಕೊರತೆಗಳ ಹೊರತಾಗಿಯೂ ನಾವು ಪ್ರೀತಿಸುತ್ತೇವೆ, ಪ್ರೀತಿಸಲ್ಪಡುತ್ತೇವೆ. ನಾವು ಅದನ್ನು ಇನ್ನೂ ಹೆಚ್ಚಿಗೆ ಮಾಡಲು ಪ್ರಯತ್ನಿಸಬೇಕು ಎನ್ನುವುದೇನೋ ನಿಜ. ಆದರೆ ಅದನ್ನು ಹೆಚ್ಚು ಮಾಡಿಕೊಳ್ಳುವ ಆಕಾಂಕ್ಷೆ ಬರುವುದು ಮಾತ್ರ ಪ್ರೀತಿಸುವುದರಿಂದ, ಪ್ರೀತಿಸಲ್ಪಡುವುದರಿಂದ. ಕೆಲವರ ಜೊತೆ ಸಮಯ ಕಳೆಯುವುದು ನಿಜಕ್ಕೂ ಅಸಹನೀಯ ಎನ್ನುವುದು ನಮಗೆಲ್ಲರಿಗೂ ಗೊತ್ತು. ಅವರಿಗೆ ಅಸಂಖ್ಯ ಎನ್ನುವಷ್ಟು ಬೇಡಿಕೆಗಳಿರುತ್ತವೆ. ಬಹಳ ಆಗ್ರಹದಿಂದ ದಬಾಯಿಸುತ್ತಾರೆ. ಎಷ್ಟೋ ಸಲ ಅವರು ಹೇಳುವುದರಲ್ಲಿ ಅರ್ಥವೇ ಇರುವುದಿಲ್ಲ. ಅವರ ನಡವಳಿಕೆಗಳಿಗೆ ಅವರು ಯಾಕೆ ಹಾಗೆ ಮಾಡುತ್ತಾರೆ ಎನ್ನುವುದಕ್ಕೆ ತರ್ಕವೇ ಇರುವುದಿಲ್ಲ. ಬಹಳಷ್ಟು ಸಲ ತಮ್ಮದನ್ನು ಮಾತ್ರ ಯೋಚಿಸುವ ಸ್ವಕೇಂದ್ರಿತ ವ್ಯಕ್ತಿಗಳಂತೆ ಕಾಣಿಸುತ್ತಾರೆ. ಬಹುಶಃ ಅವರು ಹಾಗೆ ಇರಲೂಬಹುದು. ಹಾಗಿದ್ದರೂ ನಾವು ಅವರನ್ನು ಪ್ರೀತಿಸಿದರೆ ಅವರಿಗೆ ನಮ್ಮ ಪ್ರೀತಿಯ ಅನುಭವ ಬಹುಶಃ ಆಗಬಹುದು. ಬಹುಶಃ ಅದು ಅವರಲ್ಲಿನ ಒಳ್ಳೆಯತನವನ್ನು ಹೊರಗೆ ತರಬಹುದು. ನಮ್ಮ ಪ್ರೀತಿ ಜನರನ್ನು ಬದಲಾಯಿಸಿ ಅವರು ಇನ್ನೂ ಹೆಚ್ಚಿಗೆ ಪ್ರೀತಿಸಲ್ಪಡುವಂತೆ ಮಾಡಬಹುದು. ಕವಿ ಥಿಯೋಡರ್ ರೋತ್ಕೆ ಹೇಳಿದಂತೆ ಪ್ರೀತಿ ಪ್ರೀತಿಯನ್ನು ಸೃಷ್ಟಿಸುತ್ತದೆ. ಹಂಫ್ರಿ ಬೊಗಾರ್ಟ್ ಮತ್ತು ಕ್ಯಾಥರಿನ್ ಹೆಬ್ಬರ್ನ್ ನಟಿಸಿರುವ ಆಫ್ರಿಕನ್ ಕ್ವೀನ್ ನನ್ನ ಅಚ್ಚುಮೆಚ್ಚಿನ ಸಿನಿಮಾಗಳಲ್ಲಿ ಒಂದು. ಅವರಿಬ್ಬರು ಬೊಗಾರ್ಟ್ನ ದೋಣಿಯಲ್ಲಿ ಕುಳಿತು ನದಿಯೊಂದರಲ್ಲಿ ಪ್ರಯಾಣ ಆರಂಭಿಸುತ್ತಾರೆ. ಆರಂಭದಲ್ಲಿ ಬೊಗಾರ್ಟ್ ಮಾತು ಮಾತಿಗೆ ಸಿಡುಕುವ ಒರಟನಾದರೆ ಹೆಬ್ಬರ್ನ್ ಶ್ರೀಮದ್ ಗಾಂಭೀರ್ಯದ ಸಿಸ್ಟರ್. ಆಕೆಗೆ ಅವನ ಮದ್ಯ ಸೇವನೆ ಹಿಡಿಸುವುದಿಲ್ಲ. ದೋಣಿಯಲ್ಲಿದ್ದ ಸಾರಾಯಿ ಬಾಟಲ್ಗಳನ್ನೆಲ್ಲ ನದಿಗೆ ಎಸೆದು ಬಿಡುತ್ತಾಳೆ. ಅವನಿಗೋ ಆಕೆ ನೀಡುವ ಉಪದೇಶಗಳು ಒಂದಿಷ್ಟೂ ಹಿಡಿಸುವುದಿಲ್ಲ. ನಾನು ಕರೆದುಕೊಂಡು ಹೋಗುತ್ತೇನೆ ಎಂದು ಅವಳಿಗೆ ಯಾಕೆ ಹೇಳಿದೆನೋ, ಯಾಕಾಗಿ ಕರೆದುಕೊಂಡು ಬಂದೆನೋ ಎಂದು ಪರಿತಾಪ ಪಡುತ್ತಿರುತ್ತಾನೆ. ಆದರೆ ಜರ್ಮನ್ನರಿಂದ ತಪ್ಪಿಸಿಕೊಳ್ಳಬೇಕೆನ್ನುವ ಸಮಾನ ಆಸೆಯಿಂದಾಗಿ ಇಬ್ಬರೂ ನಿಧಾನ ನಿಧಾನವಾಗಿ ಹೊಂದಿಕೊಳ್ಳುತ್ತಾ ಹೋಗುತ್ತಾರೆ. ಆ ದೋಣಿ ಪಯಣದಲ್ಲಿ ಅನೇಕ ಕಷ್ಟನಷ್ಟಗಳನ್ನು ಎದುರಿಸುತ್ತಾರೆ. ಹಾಗೆಯೇ ಜೊತೆ ಜೊತೆಯಾಗಿ ಆತ್ಮೀಯತೆಯನ್ನೂ ಹಂಚಿಕೊಳ್ಳುತ್ತಾ ಹೋಗುತ್ತಾರೆ. ಪರಸ್ಪರ ಪ್ರೇಮದಲ್ಲಿಯೂ ಬೀಳುತ್ತಾರೆ. ಆಗ ಅವರಿಬ್ಬರೂ ಬೇರೆಯೇ ವ್ಯಕ್ತಿಗಳಾಗಿ ಬಿಡುತ್ತಾರೆ. ಪ್ರಯಾಣದ ಆರಂಭದಲ್ಲಿ ಇಬ್ಬರೂ ಒಬ್ಬರನ್ನೊಬ್ಬರು ತರ್ಕಹೀನ, ವಿವೇಚನೆ ಇಲ್ಲದ, ಸ್ವಾರ್ಥಿ ಎಂದು ಅಂದುಕೊಂಡಿರುತ್ತಾರೆ. ಆದರೆ ಪ್ರಯಾಣ ಕೊನೆಯಾದಾಗ ಅವರು ಪರಸ್ಪರರನ್ನು ನೋಡುವುದು ಆ ರೀತಿಯಲ್ಲ. ಅವರಿಬ್ಬರೂ ಜರ್ಮನ್ನರ ಕೈಗೆ ಸಿಕ್ಕಿ ಹಾಕಿಕೊಂಡು ಜರ್ಮನ್ ಯುದ್ಧ ನೌಕೆಯ ಕ್ಯಾಪ್ಟನ್ನಿಂದಲೇ ತಮ್ಮ ಅಂತಿಮ ಆಸೆಯಾದ ಮದುವೆಯನ್ನು ಮಾಡಿಸಿಕೊಳ್ಳುತ್ತಿರುವಾಗ ಪ್ರೀತಿ ಪ್ರೇಮದಿಂದ ತುಂಬಿ ತುಳುಕುತ್ತಿರುತ್ತಾರೆ. ಅದೇ ಸಮಯದಲ್ಲಿ ಅರ್ಧ ಮುಳುಗಿದ ಅವರ ಆಫ್ರಿಕನ್ ಕ್ವೀನ್ ದೋಣಿಯಿಂದ ಹೊರಟ ಅವರು ಕೈಯಾರೆ ತಯಾರಿಸಿದ ಟಾರ್ಪಿಡೋ ಆ ಜರ್ಮನ್ ಯುದ್ಧ ನೌಕೆಯನ್ನು ಅಪ್ಪಳಿಸುತ್ತದೆ. ಪ್ರೀತಿಯಿಂದ ತುಳುಕುತ್ತಿದ್ದ ಪ್ರೇಮಿಗಳು ಬಚಾವಾಗುತ್ತಾರೆ. ಕೆಲವೊಮ್ಮೆ ಜನ ಬೇರೆಯದೇ ತರ್ಕವನ್ನು ಉಪಯೋಗಿಸಿ ಬೇರೆಯದೇ ರೀತಿಯಲ್ಲಿ ವಾದ ಮಂಡಿಸುವಾಗ ತರ್ಕವಿಲ್ಲದವರಂತೆ ವಿವೇಚನೆ ಇಲ್ಲದವರಂತೆ ಕಾಣಿಸುತ್ತಾರೆ. ಅವರಿಗೆ ಜಗತ್ತನ್ನು ನೋಡುವ ಅವರದೇ ಆದ ವಿಭಿನ್ನವಾದ ದೃಷ್ಟಿ ಇರಬಹುದು, ಅಥವಾ ವಿಭಿನ್ನವಾದ ಅನುಭವಗಳಿರಬಹುದು, ಅಥವಾ ನಾವು ನೋಡುವುದಕ್ಕಿಂತ ಬೇರೆಯದೇ ಕಾರಣಗಳನ್ನು ಅವರು ನೋಡುತ್ತಿರಬಹುದು. ನಾನು ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ಓದಿದ್ದ ಕಥೆಯೊಂದು ಜ್ಞಾಪಕಕ್ಕೆ ಬರುತ್ತದೆ. ಕಣ್ಣು ಕಾಣದ ಒಂದಷ್ಟು ಕುರುಡು ಜನ ಆನೆಯ ಸುತ್ತ ನಿಂತಿರುವುದನ್ನು ಕುರಿತ ಕಥೆಯಾದು. ಒಬ್ಬ ಆನೆಯ ಸೊಂಡಿಲನ್ನು ಮುಟ್ಟಿ ಆನೆ ನೀರಿನ ಕೊಳವೆ ಇದ್ದ ಹಾಗೆ ಇದೆ ಎನ್ನುತ್ತಾನೆ. ಮತ್ತೊಬ್ಬ ತನ್ನ ಕೈಗಳನ್ನು ಆನೆಯ ಕಾಲುಗಳ ಸುತ್ತ ಬಳಸಿ ಆನೆ ಮರದ ಕಾಂಡ ಇದ್ದ ಹಾಗೆ ಇದೆ ಎನ್ನುತ್ತಾನೆ. ಮತ್ತೊಬ್ಬ ಆನೆಯ ಮೈಯ ಬದಿಯ ಮೇಲೆ ಕೈ ಇಟ್ಟು ಆನೆ ಗೋಡೆ ಇದ್ದ ಹಾಗೆ ಇದೆ ಎನ್ನುತ್ತಾನೆ. ಮಗದೊಬ್ಬ ಆನೆಯ ಬಾಲಕ್ಕೆ ಕೈ ಹಾಕಿ ಆನೆ ಹಗ್ಗ ಇದ್ದ ಹಾಗೆ ಇದೆ ಎಂದು ಘೋಷಿಸುತ್ತಾನೆ. ಅದು ಹೀಗೆಯೇ ನಡೆಯುತ್ತದೆ. ಪ್ರತಿಯೊಬ್ಬನು ಹೇಳಿದ್ದೂ ಸರಿಯಾಗಿತ್ತು, ಹಾಗೆಯೇ ಪ್ರತಿಯೊಬ್ಬನದೂ ತಪ್ಪಿತ್ತು. ಅವರು ಮುಟ್ಟಿದ ಭಾಗಗಳ ಬಗ್ಗೆ ಅವರು ಹೇಳಿದ್ದು ಸರಿಯಾದುದಾಗಿತ್ತು, ಆದರೆ ಅವರದು ಎಲ್ಲಿ ತಪ್ಪಿತ್ತೆಂದರೆ ಅವರು ಆನೆಯ ಸಂಪೂರ್ಣ ಚಿತ್ರವನ್ನು ನೋಡಿರಲಿಲ್ಲ. ಎಲ್ಲಿಯವರೆಗೆ ಆನೆಯ ಎಲ್ಲಾ ಭಾಗಗಳನ್ನು ಜೋಡಿಸಿ ಆನೆಯ ನಿಜವಾದ ಚಿತ್ರ ಸ್ಪಷ್ಟವಾಗುವ ತನಕ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿರಲಿಲ್ಲ. ಆ ಕತೆ ಓದಿದಾಗಿನಿಂದ ಪ್ರಪಂಚದಲ್ಲಿನ ಕೆಲವು ತರ್ಕಹೀನ ವಿವೇಚನೆಯಿಲ್ಲದ ಜನ ತಮ್ಮ ಕೈಗಳನ್ನು ಆನೆಯ ಮೇಲೆ ನಾನು ಮುಟ್ಟಿಲ್ಲದೆ ಇರುವ ಭಾಗಗಳ ಮೇಲೆ ಇಟ್ಟುಕೊಂಡಿದ್ದಾರೆ ಎಂದು ನೆನಪು ಮಾಡಿಕೊಳ್ಳಲು ನಾನು ಪ್ರಯತ್ನಿಸಿದ್ದೇನೆ. ಇನ್ನೂ ಸರಳವಾದ ಮಾತೊಂದಿದೆ. ಪ್ರತಿಯೊಂದು ಪ್ರಶ್ನೆಗೂ ಮೂರು ಉತ್ತರಗಳಿರುತ್ತವೆ, ನಿನ್ನದು, ನನ್ನದು ಹಾಗೂ ಸರಿಯಾದದ್ದು. ಹಾಗಾಗಿ ಪ್ರೀತಿಯ ಕೊಟ್ಟು ತೆಗೆದುಕೊಳ್ಳುವಿಕೆಯಿಂದ ಬರುವ ಅಗಾಧವಾದ ಸ್ವಂತ ಅರಿವನ್ನು ಅನುಭವಿಸಿ. ಕೆಲವರು ಅಸಾಧ್ಯರಾದ ಮಾತ್ರಕ್ಕೆ ಅವರನ್ನು ಪ್ರೀತಿಸುವುದನ್ನು ನಿಲ್ಲಿಸುವುದಕ್ಕಿಂತ ಹೆಚ್ಚು ಮುಖ್ಯವಾದದ್ದು ಈ ಪ್ರೀತಿ. ಬಹಳಷ್ಟು ಸಮಯ ಅವರು ನಿಮಗಿಂತ ಅಥವಾ ನನಗಿಂತ ಅಸಾಧ್ಯರೇನೂ ಆಗಿರುವುದಿಲ್ಲ. ಜನರು ತರ್ಕಹೀನರು, ಯುಕ್ತಾಯುಕ್ತ ಪರಿಜ್ಞಾನ ಇಲ್ಲದವರು ಹಾಗೂ ಸ್ವಕೇಂದ್ರಿತ ಸ್ವಾರ್ಥಿಗಳು. ಏನೇ ಇರಲಿ, ಅವರನ್ನು ಪ್ರೀತಿಸಿ. ಅಧ್ಯಾಯ ಮೂರು. ನೀವು ಒಳ್ಳೆಯದನ್ನು ಮಾಡಿದರೆ ಜನ ನೀವು ಸ್ವಾರ್ಥದ ದುರುದ್ದೇಶಗಳನ್ನಿಟ್ಟುಕೊಂಡು ಮಾಡುತ್ತಿದ್ದೀರಿ ಎಂದು ನಿಂದಿಸುತ್ತಾರೆ. ಯಾರು ಏನೇ ಹೇಳಲಿ, ಒಳ್ಳೆಯದನ್ನು ಮಾಡಿ. ಈ ಸಂದೇಶವನ್ನು ನಾನು ಕಲಿತದ್ದು ನಾನು ಹೈಸ್ಕೂಲಿನ ಎರಡನೇ ವರ್ಷದಲ್ಲಿದ್ದಾಗ. ಆಗ ನನಗೆ 15 ವರ್ಷ ವಯಸ್ಸು. ನನಗೆ ವಿದ್ಯಾರ್ಥಿಗಳ ಉಸ್ತುವಾರಿಯಲ್ಲಿ ನಡೆಯುವ ವಿದ್ಯಾರ್ಥಿ ಆಡಳಿತದ ಬಗ್ಗೆ ಆಸಕ್ತಿ ಇತ್ತು. ನನ್ನ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿ ಪ್ರತಿನಿಧಿಗಳ ಅಸೆಂಬ್ಲಿ ಇತ್ತು. ಅದು ಶಾಲೆಯ ಪ್ರತಿಯೊಂದು ತರಗತಿಯ ಚುನಾಯಿತ ಪ್ರತಿನಿಧಿಗಳಿಂದ ಕೂಡಿತ್ತು. ಹಾಗೆಯೇ ವಿದ್ಯಾರ್ಥಿ ಸಂಘದ ಸಮಿತಿ ಸದಸ್ಯರುಗಳೂ ಈ ಕ್ಲಾಸ್ ಪ್ರತಿನಿಧಿಗಳ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಪ್ರತಿಯೊಂದು ವರ್ಗದ ಎಲ್ಲಾ ಕ್ಲಾಸ್ ಲೀಡರ್ಗಳು ತಮ್ಮ ತರಗತಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಆಯೋಜಿಸಲು, ಅದರ ಬಗ್ಗೆ ಮಾತನಾಡಲು ಈ ಸಭೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ನಾನು ಹೈಸ್ಕೂಲಿನ ದ್ವಿತೀಯ ವರ್ಷದಲ್ಲಿದ್ದಾಗ ಶಾಲೆ ಪ್ರಾರಂಭವಾದ ಕೆಲವೇ ವಾರಗಳಲ್ಲಿ ವಿದ್ಯಾರ್ಥಿ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಈ ಪ್ರತಿನಿಧಿ ಅಸೆಂಬ್ಲಿ ವ್ಯವಸ್ಥೆಯನ್ನು ವಜಾ ಮಾಡುವ ಹಾಗೂ ಅದಕ್ಕೆ ಬದಲಾಗಿ ಕೇವಲ ಕ್ಲಾಸ್ ಲೀಡರ್ ಮತ್ತು ವಿದ್ಯಾರ್ಥಿ ಸಂಘದ ಸಮಿತಿ ಸದಸ್ಯರನ್ನು ಒಳಗೊಂಡ ಚಿಕ್ಕ ಒಕ್ಕೂಟವೊಂದನ್ನು ಮಾಡಲು ತೀರ್ಮಾನಿಸಿದರು. ಹೀಗೆ ಕ್ಲಾಸ್ ಕೌನ್ಸಿಲ್ಗಳನ್ನು ಹಾಗೂ ವಿದ್ಯಾರ್ಥಿ ಸಂಘವನ್ನು ಒಗ್ಗೂಡಿಸಿದರೆ ಮತ್ತಷ್ಟು ದಕ್ಷತೆಯಿಂದ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಅನುಕೂಲವಾಗುತ್ತದೆಂದು ಅವರು ಹೇಳಿದರು. ಇದು ಖಂಡಿತವಾಗಿಯೂ ಸುಧಾರಿತ ವ್ಯವಸ್ಥೆ ಎಂದು ಅವರು ಪ್ರಾಮಾಣಿಕವಾಗಿಯೇ ನಂಬಿದ್ದರು. ಅವರ ಈ ಪುನರ್ರಚನಾ ಕಾರ್ಯ ನನ್ನನ್ನು ಗೊಂದಲಗೊಳಿಸಿತು. ಪ್ರತಿನಿಧಿಗಳ ಅಸೆಂಬ್ಲಿ ಸುಮಾರು 65 ವಿದ್ಯಾರ್ಥಿಗಳಿಂದ ಕೂಡಿದ್ದ, ಎಲ್ಲರನ್ನೂ ಸಮಗ್ರವಾಗಿ ಒಳಗೊಂಡಿದ್ದ ವಿಶಾಲ ಗುಂಪು. ಹೊಸ ಕೌನ್ಸಿಲ್ ಕೇವಲ 25 ಜನರನ್ನು ಮಾತ್ರ ಒಳಗೊಂಡ ಗುಂಪು. ನನ್ನ ಪ್ರಕಾರ ಈ ಪ್ರತಿನಿಧಿಗಳ ಅಸೆಂಬ್ಲಿ ಎಂದರೆ ಬೇರು ಮಟ್ಟದ, ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳುವ ಪ್ರಜಾಪ್ರಭುತ್ವ ವ್ಯವಸ್ಥೆ. ಆದರೆ ಹೊಸ ಕೌನ್ಸಿಲ್ನಲ್ಲಿ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ ಮೂರನೇ ಎರಡು ಭಾಗದಷ್ಟು ಕಡಿತವಾಗುತ್ತದೆ. ಹಾಗ ಅದು ಕೆಲವೇ ಕೆಲವರ ಗಣ್ಯರ ಗುಂಪಾಗಿ ಬಿಡುತ್ತದೆ ಎಂದು ನನಗನ್ನಿಸಿತು. 2400 ವಿದ್ಯಾರ್ಥಿಗಳನ್ನು ಕೇವಲ 20 ವಿದ್ಯಾರ್ಥಿಗಳು ಪ್ರತಿನಿಧಿಸುವ ವ್ಯವಸ್ಥೆ ಅದು. ಈ ಪುನರ್ರಚನಾ ಕಾರ್ಯರೂಪಕ್ಕೆ ಬರಲು ವಿದ್ಯಾರ್ಥಿ ಆಡಳಿತದ ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕಿತ್ತು. ಆ ತಿದ್ದುಪಡಿಗೆ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳೂ ಮತ ಹಾಕಬೇಕಿತ್ತು. ಹಾಗಾಗಿ ವಿದ್ಯಾರ್ಥಿ ನಾಯಕರು ಆ ವಿಚಾರದ ಬಗ್ಗೆ ಮಾತನಾಡಲು ಆರಂಭಿಸಿದರು. ಅವರು ತಮ್ಮ ಆ ಯೋಜನೆಯನ್ನು ನಮ್ಮ ಮುಂದೆ ಇಟ್ಟಾಗ ನಾನು ಅದರ ವಿರುದ್ಧ ಮಾತನಾಡಿದೆ. ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಆ ಯೋಜನೆಯ ಪರವಾಗಿ ಸಾರ್ವಜನಿಕವಾಗಿ ಬೆಂಬಲ ಘೋಷಿಸಿದ. ಆಗ ನಾನು ಅದರ ವಿರುದ್ಧ ಮಾತನಾಡಲು ಅವಕಾಶ ಕೋರಿದೆ. ವಿರೋಧ ಭಾಷಣ ಮಾಡಲು ಆತನಿಗೆ ಕೊಟ್ಟಷ್ಟೇ ಸಮಯವನ್ನು ನನಗೂ ಕೊಟ್ಟರು. ಶಾಲಾ ಪತ್ರಿಕೆ ತನ್ನ ಸಂಪಾದಕೀಯದಲ್ಲಿ ಪುನರ್ರಚನೆಗೆ ಬೆಂಬಲ ಸೂಚಿಸಿ ಪ್ರಕಟಿಸಿದಾಗ ನಾನು ಅದನ್ನು ಟೀಕಿಸಿ ಪತ್ರ ಬರೆದೆ. ಹಲವಾರು ವಾರಗಳ ಕಾಲ ಆ ಹೊಸ ಯೋಜನೆಯ ವಿರುದ್ಧ ಸಾರ್ವಜನಿಕವಾಗಿ ವಿರೋಧ ವ್ಯಕ್ತಪಡಿಸುವವನು ನಾನೊಬ್ಬನೇ ಆಗಿದ್ದೆ. ನನ್ನ ಟೀಕೆ ಕ್ಯಾಂಪಸ್ನಲ್ಲಿನ ನಾಯಕರನ್ನು ರೇಗಿಸಿತು. ಅವರು ಹುಡುಗರ ಮಧ್ಯೆ ಬಹಳ ಬೆಲೆಯಿದ್ದವರು, ಇಡೀ ಕ್ಯಾಂಪಸ್ನ ನಾಯಕರುಗಳು. ಅವರಿಗೆ ಅಲ್ಲಿಯ ತನಕ ಇಂತಹ ಯಾವುದೇ ತರಹದ ವಿರೋಧದ ಅನುಭವ ಆಗಿರಲಿಲ್ಲ. ಹಾಗಾಗಿ ನಾನು ಅವರೆಲ್ಲರ ಗೇಲಿಗೆ, ಅಪಹಾಸ್ಯಕ್ಕೆ, ಚುಚ್ಚುಮಾತಿಗೆ ಒಳಗಾಗಿ ಕಾಲ ತಳ್ಳಬೇಕಾಯಿತು. ನನ್ನ ತರಗತಿಯ ಟೈಮ್ ಟೇಬಲ್ ಪಡೆದುಕೊಂಡು 2 ಸಲ ನಾನು ಅಟೆಂಡ್ ಮಾಡುತ್ತಿದ್ದ ತರಗತಿಗೇ ಬಂದು ನನ್ನೊಂದಿಗೆ ಅಲ್ಲಿಯೇ ಆ ಕ್ಷಣದಲ್ಲಿಯೇ ಚರ್ಚೆ ಮಾಡಬೇಕೆಂದು ನನ್ನ ತರಗತಿಯ ಉಪಾಧ್ಯಾಯರಿಗೆ ಕೇಳಿದರು. ಒಮ್ಮೆ ಒಬ್ಬ ಉಪಾಧ್ಯಾಯರೂ ಅದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟು ಬಿಟ್ಟರು. ಇನ್ನೊಮ್ಮೆ ಮಧ್ಯಾಹ್ನ ಊಟದ ಸಮಯದಲ್ಲಿ ಪುನರ್ರಚನೆಯ ಪರ ಇದ್ದವರು ನನಗೆ ಮುತ್ತಿಗೆಯನ್ನೂ ಹಾಕಿಬಿಟ್ಟರು. ಅವರು ಶಾಲೆಯ ಹೊರಗೆ ವೃತ್ತಾಕಾರದಲ್ಲಿ ಸುತ್ತುತ್ತ ಪ್ರಚಾರ ಮಾಡುತ್ತಿದ್ದ ಘೋಷಣಾ ಫಲಕಗಳಲ್ಲಿ ಪುನರ್ರಚನೆಯ ಪರವಾಗಿ ಮಾತ್ರವಲ್ಲದೆ ನನ್ನ ಮೇಲಿನ ವೈಯಕ್ತಿಕ ದಾಳಿಯ ಪದಗಳೂ ಇದ್ದವು. ನಾನು ಆ ಗಣ್ಯ ಮನುಷ್ಯರ ಗುಂಪಿನಲ್ಲಿ ಲೆಕ್ಕಕ್ಕಿಲ್ಲದ ಅಮಾನ್ಯ ಹುಡುಗನಾಗಿ ಹೋಗಿದ್ದೆ. ಕೆಲವು ವಾರಗಳ ನಂತರ ಇತರ 5-6 ಜನ ವಿದ್ಯಾರ್ಥಿಗಳು ಆ ಯೋಜನೆಯನ್ನು ಸಾರ್ವಜನಿಕವಾಗಿ ವಿರೋಧಿಸಲು ತೀರ್ಮಾನಿಸಿದರು. ಕ್ಯಾಂಪಸ್ನಲ್ಲಿ ಆ ವಿಚಾರದ ಬಗ್ಗೆ ಅರಿವು ಮೂಡಲಾರಂಭಿಸಿತು. ಕೊನೆಯಲ್ಲಿ ಏನಾಯಿತೆಂದರೆ, ವಿದ್ಯಾರ್ಥಿಗಳು ಮತ ಚಲಾಯಿಸುವುದಕ್ಕಿಂತ ಮುನ್ನ ಎಲ್ಲರ ಸಮ್ಮುಖದಲ್ಲಿ ಆ ವಿಚಾರದ ಬಗ್ಗೆ ಚರ್ಚೆಯಾಗಲಿ ಎಂಬ ತೀರ್ಮಾನವಾಯಿತು. ಎರಡೂ ಕಡೆಯ ಜನರು ಮಾತನಾಡಲು ಅನುಕೂಲವಾಗುವಂತೆ ಆಡಿಟೋರಿಯಂನಲ್ಲಿ ವ್ಯವಸ್ಥೆ ಮಾಡಿದರು. ವಿರೋಧ ಗುಂಪಿನ ಭಾಷಣಕಾರರಿಗೆ ನಾನು ಮುಂದಾಳತ್ವ ವಹಿಸಿದ್ದೆ. ಈ ಚರ್ಚಾಕೂಟ 1 ಗಂಟೆಗಿಂತ ಹೆಚ್ಚಿಗೆ ನಡೆಯಲಿಲ್ಲ. ಆದರೆ ನಮ್ಮ ಅಭಿಪ್ರಾಯಗಳನ್ನು ಎಲ್ಲರಿಗೂ ವಿವರಿಸಲು ನಮಗೆ ಅಷ್ಟು ಸಮಯ ಸಾಕಾಗಿತ್ತು. ಚುನಾವಣೆಯ ಫಲಿತಾಂಶ ಬಂದಾಗ ಪುನರ್ರಚನಾ ಗೊತ್ತುವಳಿಗೆ ಸೋಲಾಯಿತು. ಅದರ ಪರವಾಗಿ 400 ಮತಗಳು ಬಿದ್ದರೆ ವಿರುದ್ಧವಾಗಿ 1700 ಮತಗಳು ಬಿದ್ದಿದ್ದವು. ನಮಗೆಲ್ಲರಿಗೂ ನಿಬ್ಬೆರಗಾಗುವಂತಹ ವಿಜಯ ಲಭಿಸಿತ್ತು. ಅವರು ಹೇಳುತ್ತಿದ್ದ ಸಣ್ಣ ಕೌನ್ಸಿಲ್ ಕಡೆಗೂ ರಚನೆಯಾಗಲಿಲ್ಲ. ಹಾಗೆಯೇ ಪ್ರತಿನಿಧಿ ಅಸೆಂಬ್ಲಿಯೂ ರದ್ದಾಗಲಿಲ್ಲ. ಇದಾದ ಹಲವು ತಿಂಗಳುಗಳ ನಂತರ ಆ ಪುನರ್ರಚನಾ ಯೋಜನೆಯೇ ತಪ್ಪಾಗಿತ್ತೆಂದು, ಅದು ಸೋತಿದ್ದಕ್ಕೆ ತನಗೆ ಈಗ ಸಂತೋಷವಾಗಿದೆ ಎಂದು ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ನನಗೆ ಹೇಳಿದಳು. ಕ್ಯಾಂಪಸ್ನ ನಾಯಕರನ್ನು ಶಾಲೆ ಪ್ರಾರಂಭವಾದ 2 ತಿಂಗಳಲ್ಲಿ ಹಾಗೆ ಎದುರು ಹಾಕಿಕೊಳ್ಳಲು ನನಗೆ ನಿಜವಾಗಲೂ ಎದೆಗಾರಿಕೆ ಇದ್ದಿರಬೇಕು ಎಂದು ನಾನಂದುಕೊಂಡೆ. ವಿರೋಧದ ಏಕೈಕ ಧ್ವನಿ ನನ್ನೊಬ್ಬನದೇ ಆಗಿದ್ದ ಆ ಮೊದಲ ಹಲವು ವಾರಗಳು ನಿಜವಾಗಲೂ ಬಹಳ ಏಕಾಂಗಿ ದಿನಗಳು. ಅವರು ನನ್ನ ಮೇಲೆ ಮಾತಿನ ದಾಳಿ ನಡೆಸುವುದನ್ನು ಸಹಿಸಿಕೊಳ್ಳುವುದು ಬಹಳ ಕಷ್ಟವಾಗುತ್ತಿತ್ತು. ದಾಳಿ ಮಾಡುವಂತೆ ಗುಂಪಾಗಿ ನನ್ನ ಮೇಲೆ ಏರಿ ಬಂದದ್ದನ್ನು ನನ್ನ ಕೈಯಲ್ಲಿ ನಂಬಲೇ ಆಗಲಿಲ್ಲ. ನಾನೊಬ್ಬ ಬಹಿಷ್ಕೃತ ಎಂಬ ಭಾವನೆ ಹುಟ್ಟುವಂತೆ ಮಾಡಿಬಿಟ್ಟಿದ್ದರು. ಅದು ಖಂಡಿತವಾಗಿ ಹಿತವಾದ ಅನುಭವ ಅಲ್ಲ. ನಾವು ಗೆದ್ದ ಮೇಲೆ ನಾನು ಸಂತೋಷದಿಂದ ಹಿಗ್ಗಿಬಿಟ್ಟೆ. ನಾನು ಏಕಾಂಗಿಯಲ್ಲ ಎನ್ನುವುದನ್ನು ಚುನಾವಣೆ ಸಾಬೀತು ಮಾಡಿತು. ಹೇಳಬೇಕೆಂದರೆ 80% ವಿದ್ಯಾರ್ಥಿಗಳು ನಾನು ಏನನ್ನು ಹೇಳಲು ಪ್ರಯತ್ನಿಸುತ್ತಿದ್ದೇನೋ ಅದನ್ನು ಅರ್ಥ ಮಾಡಿಕೊಂಡಿದ್ದರು. ಹಾಗಾಗಿ ನಾನು ಇನ್ನೂ ಹೆಚ್ಚಾಗಿ ಈ ವಿದ್ಯಾರ್ಥಿ ಸಂಘದಲ್ಲಿ ಪಾಲ್ಗೊಳ್ಳಲು ನಿರ್ಧರಿಸಿದೆ. ಮುಂದಿನ ಅವಧಿಯಲ್ಲಿ ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ನಿಲ್ಲಲು ಹೆಸರು ನೋಂದಾಯಿಸಿದೆ. ಚುನಾವಣೆಗೆ ನಿಂತ ಅಭ್ಯರ್ಥಿಗಳ ಪಟ್ಟಿ ಹೊರಬಿದ್ದಾಗ ಅದರಲ್ಲಿ ನನ್ನ ಹೆಸರಿದ್ದದ್ದನ್ನು ನೋಡಿದ ಕ್ಯಾಂಪಸ್ನ ನಾಯಕನೊಬ್ಬ ತನ್ನ ಕೊನೆಯ ಟೀಕಾಸ್ತ್ರವನ್ನು ನನ್ನತ್ತ ಎಸೆದ. ನನಗೆ ಗೊತ್ತಿತ್ತು ಅವನಿಂದ. ನೀನು ಪುನರ್ರಚನೆಯನ್ನು ವಿರೋಧಿಸಿದ್ದು ನಿನ್ನ ಹೆಸರು ಎಲ್ಲರಿಗೂ ಗೊತ್ತಾಗಲಿ, ಅದರಿಂದ ವಿದ್ಯಾರ್ಥಿ ಸಂಘದ ಚುನಾವಣೆಗೆ ಸ್ಪರ್ಧಿಸಲು ಅನುಕೂಲವಾಗಲಿ ಎಂದು. ನೀನು ಕೇವಲ ಅವಕಾಶವಾದಿ ಮಾತ್ರ. ಮುಖದಲ್ಲಿ ಒಂದು ತರಹದ ಭಾವ ಪ್ರದರ್ಶಿಸಿ ಆತ ಹೊರಟು ಹೋದ. ನಾನು ಸ್ತಂಭೀಭೂತನಾದೆ. ಯಾವುದೇ ತರಹದಲ್ಲಿ ಯಾವುದಕ್ಕಾದರೂ ಚುನಾಯಿತನಾಗುವ ಇಲ್ಲವೇ ನಾಮಕರಣವಾಗುವ ಅವಕಾಶವನ್ನು ನಾನು ಈಗಲೇ ಬಿಟ್ಟುಕೊಡುತ್ತಿದ್ದೇನೆ ಎನ್ನುವುದು ಪುನರ್ರಚನೆಯನ್ನು ವಿರೋಧಿಸಿದಾಗಲೇ ನನಗೆ ಖಾತರಿಯಾಗಿತ್ತು. ಕ್ಯಾಂಪಸ್ನಲ್ಲಿನ ನಾಯಕರ ನಡುವೆ ಆಗ ನಾನು ತಿರಸ್ಕಾರದ ವಸ್ತುವಾಗಿದ್ದೆ. ಅವರನ್ನು ವಿರೋಧಿಸಿ ಗೆಲ್ಲುತ್ತೇನೆ ಎಂದೇನೂ ನಾನು ನಿರೀಕ್ಷಿಸಿರಲಿಲ್ಲ. ಪುನರ್ರಚನೆಯ ಕುರಿತು ನನಗೆ ಗಾಢ ಚಿಂತನೆ ಉಂಟಾದ ಕಾರಣ ಅದರ ವಿರುದ್ಧ ಮಾತನಾಡಲು ತೀರ್ಮಾನಿಸಿದ್ದೆ. ಈಗ ನೋಡಿದರೆ ನಾನು ಆಗ ತೆಗೆದುಕೊಂಡ ನಿಲುವು ಜನಸಂಪರ್ಕದ ಸ್ಟಂಟ್ ಎಂದು, ರಾಜಕೀಯ ಅವಕಾಶವಾದಿಯೊಬ್ಬನ ಲೆಕ್ಕಾಚಾರದ ನಡೆಯೆಂದು ಈತ ಪರಿಗಣಿಸಿದ್ದಾನೆ. ಯಾರಾದರೂ ಅದನ್ನು ಬಾಯಿಬಿಟ್ಟು ಹೇಳುವುದಿರಲಿ, ಹಾಗೆಂದು ಯೋಚಿಸುತ್ತಾರೆನ್ನುವುದನ್ನೂ ನನಗೆ ನಂಬಲಾಗಲಿಲ್ಲ. ಇದು ಪದೇ ಪದೇ ಆಗುವುದನ್ನು ನಾನು ನೋಡಿದ್ದೇನೆ. ತಿರುಚಿಸಿಕೊಂಡ, ಬಗ್ಗಿ ಹೋದ, ಸೋತು ಹೋದ, ಸಿನಿಕವಾಗಿ ಬಿಟ್ಟಿರುವ ಜನ ತಾವು ಒಳ್ಳೆಯ ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಟ್ಟಿರುತ್ತಾರೆ. ಅದರ ಬದಲಿಗೆ ತಾವು ತಮ್ಮ ಸ್ವಂತಕ್ಕೆ ಏನನ್ನು ಮಾಡಿಕೊಳ್ಳಲು ಸಾಧ್ಯವೋ ಅಷ್ಟಕ್ಕೆ ಮಾತ್ರ ಪ್ರಯತ್ನಿಸುತ್ತಿರುತ್ತಾರೆ. ಎಲ್ಲರೂ ಅದೇ ತರಹ ಮಾಡುತ್ತಾರೆ. ಪ್ರತಿಯೊಬ್ಬರೂ ಮಾಡಿಕೊಳ್ಳುವುದು ತಮ್ಮ ಸ್ವಂತಕ್ಕೆ ಮಾತ್ರ ಎಂದು ಹೇಳುತ್ತಾ ತಮ್ಮ ನಡವಳಿಕೆಯನ್ನು ಸಮರ್ಥಿಸಿಕೊಳ್ಳುತ್ತಿರುತ್ತಾರೆ. ತಮ್ಮ ಸ್ವಂತ ಉದ್ದೇಶಗಳನ್ನು ಬೇರೆಯವರಿಗೂ ಆರೋಪಿಸಿಬಿಡುತ್ತಾರೆ. ಒಳ್ಳೆಯ ಕೆಲಸ ಮಾಡುತ್ತಿರುವ ಜನರನ್ನು ಕಂಡಾಗ ಅವರು ಒಳ್ಳೆಯ ಕೆಲಸ ಮಾಡುತ್ತಿರುವ ಹಾಗೆ ತೋರಿಸಿಕೊಳ್ಳುತ್ತಿದ್ದಾರೆ ಎನ್ನುತ್ತಾರೆ. ಆದರೆ ಅದೇ ಸಮಯದಲ್ಲಿ ತಾವು ಮಾತ್ರ ಸ್ವಾರ್ಥದ ಹಿಂದೆ ಬಿದ್ದಿರುತ್ತಾರೆ. ತಮ್ಮದೇ ಆದ ಸ್ವಾರ್ಥದ ದುರುದ್ದೇಶಗಳನ್ನು ಇಟ್ಟುಕೊಂಡಿರುವ ಜನರು ಬೇರೆಯವರು ಅದೇ ದುರುದ್ದೇಶಗಳನ್ನಿಟ್ಟುಕೊಂಡಿದ್ದಾರೆ ಎಂದು ಆರೋಪಿಸುತ್ತಾರೆ. ಹಾಗಾಗಿ ನೀವು ಒಳ್ಳೆಯದನ್ನು ಮಾಡಿದರೆ ಈ ವಕ್ರಗೊಂಡ, ಬಾಗಿದ, ಸೋತು ಹೋಗಿರುವ ಸಿನಿಕ ಜನ ನೀವು ಮಾಡಿದ ಆ ಕೆಲಸವನ್ನು ಕೀಳಾಗಿ ಕಂಡು ಅಲಕ್ಷಿಸುತ್ತಾರೆ. ಇದು ನಿಜವಾಗಲೂ ವಿಷಾದಕರ, ಆದರೆ ಅದು ಅವರ ಬಗ್ಗೆಯೇ ಹೆಚ್ಚಿಗೆ ಹೇಳುತ್ತದೆಯೇ ಹೊರತು ನಿಮ್ಮನ್ನು ಕುರಿತಲ್ಲ. ಆಗಲೂ ಸಹ ಯಾವುದು ಸರಿಯಾದದ್ದೋ, ಒಳ್ಳೆಯದೋ, ಸತ್ಯವಾದದ್ದೋ ಅದನ್ನೇ ನೀವು ಮಾಡಬೇಕು. ಅದರಲ್ಲಿಯೇ ನಾವು ನಮ್ಮ ಸ್ವಂತ ಅರಿವು ಹಾಗೂ ತೃಪ್ತಿಯನ್ನು ಕಂಡುಕೊಳ್ಳಬೇಕು. ನೀವು ಒಳ್ಳೆಯದನ್ನು ಮಾಡಿದರೆ ಜನ ನೀವು ಸ್ವಾರ್ಥದ ದುರುದ್ದೇಶಗಳನ್ನಿಟ್ಟುಕೊಂಡು ಮಾಡುತ್ತಿದ್ದೀರಿ ಎಂದು ನಿಂದಿಸುತ್ತಾರೆ. ಯಾರು ಏನೇ ಹೇಳಲಿ, ಒಳ್ಳೆಯದನ್ನೇ ಮಾಡಿ. ಅಧ್ಯಾಯ 4. ನೀವು ಜೀವನದಲ್ಲಿ ಯಶಸ್ವಿಯಾದರೆ ನಿಮಗೆ ಖೋಟಾ ಸ್ನೇಹಿತರು, ನಿಜವಾದ ಶತ್ರುಗಳು ಸಿಗುತ್ತಾರೆ. ಆದರೂ ಯಶಸ್ವಿಯಾಗಿ. ನಾನು ರಾಜ್ಯ ಸರ್ಕಾರದ ಇಲಾಖೆಯೊಂದರ ನಿರ್ದೇಶಕನಾಗಿ ಹಾಗೂ ರಾಜ್ಯಪಾಲರ ಮಂತ್ರಿಮಂಡಲದ ಸದಸ್ಯನಾಗಿ ಆಯ್ಕೆಯಾದಾಗ ಎಷ್ಟೊಂದು ಜನ ಹೊಸಬರು ಇದ್ದಕ್ಕಿದ್ದಂತೆ ನನ್ನ ಸ್ನೇಹಿತರಾಗಿದ್ದನ್ನು ಕಂಡು ನನಗೆ ಅತ್ಯಾಶ್ಚರ್ಯವಾಯಿತು. ಉದ್ಯಮಿಗಳು, ಜನಪ್ರತಿನಿಧಿಗಳಂತಹ ಪ್ರಮುಖರೆಲ್ಲ ನಾನು ಯಾವಾಗ ಭೇಟಿಯಾಗಬೇಕಿದೆ ಅಂದರೆ ಆ ಕ್ಷಣವೇ ಲಭ್ಯವಿರುತ್ತಿದ್ದರು. ಹೇಳಬೇಕೆಂದರೆ ಕೆಲವರಂತೂ ತಮ್ಮ ಯೋಚನೆ ಮತ್ತು ಯೋಜನೆಗಳಿಗೆ ನನ್ನ ಬೆಂಬಲವನ್ನು ಬಯಸಿ ತಾವೇ ಖುದ್ದಾಗಿ ಬಂದು ನನ್ನನ್ನು ಕಾಣಲು ಬಯಸುತ್ತಿದ್ದರು. ಸಭೆ ಸಮಾವೇಶಗಳಲ್ಲಿ, ವಿಶೇಷ ಕಾರ್ಯಕ್ರಮಗಳಲ್ಲಿ ನಾನು ಭಾಷಣ ಮಾಡಲು ಬರಬೇಕೆಂದು ನೂರಾರು ಆಹ್ವಾನಗಳು ಬರುತ್ತಿದ್ದವು. ಅನೇಕ ಸಭೆಗಳಲ್ಲಿ ಸಭೆಗೆ ನಾನೇ ಮುಖ್ಯ ಅತಿಥಿ ಆಗಿರುತ್ತಿದ್ದೆ. ವರದಿಗಾರರು ತಪ್ಪದೇ ನಿಯಮಿತವಾಗಿ ಕರೆ ಮಾಡಿ ಸಂದರ್ಶನ, ಅಭಿಪ್ರಾಯ ಕೇಳುತ್ತಿದ್ದರು. ದಿನಪತ್ರಿಕೆಗಳಲ್ಲಿ 15 ದಿನಗಳಿಗೆ ಒಮ್ಮೆಯಾದರೂ ಸುದ್ದಿಯಲ್ಲಿರುತ್ತಿದ್ದೆ. ತಿಂಗಳಿಗೆ ಒಂದು ಸಲವಾದರೂ ರೇಡಿಯೋ ಅಥವಾ ಟಿವಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದೆ. ಇದ್ದಕ್ಕಿದ್ದಂತೆ ಅನೇಕ ಜನ ಹೊಸ ಸ್ನೇಹಿತರು ಹುಟ್ಟಿಕೊಂಡು ಬಿಟ್ಟಿದ್ದರು. ಅದರ ಜೊತೆಗೆ ಅನೇಕ ಹೊಸ ಶತ್ರುಗಳು ಹುಟ್ಟಿಕೊಂಡಿದ್ದರು. ವಾಸ್ತವದಲ್ಲಿ ಅವರೇನೂ ನನಗೆ ಶತ್ರುಗಳಾಗಿರಲಿಲ್ಲ, ಆದರೆ ಅವರು ಮಾತ್ರ ನನ್ನನ್ನು ತಮ್ಮ ಶತ್ರುವೆಂದು ತಿಳಿದಿದ್ದರು. ಇದನ್ನು ಅರ್ಥ ಮಾಡಿಕೊಳ್ಳುವುದು ನಿಜಕ್ಕೂ ಕಷ್ಟವಾಗುತ್ತಿತ್ತು. ಯಾಕೆಂದರೆ ನಾನು ಅವರ ಮೇಲೆ ಎಂದೂ ಯಾವುದೇ ರೀತಿಯಲ್ಲಿ ಕೇಡು ಅಥವಾ ದಾಳಿ ಮಾಡಿರಲಿಲ್ಲ. ಇನ್ನೂ ಹೇಳಬೇಕೆಂದರೆ ಅವರಲ್ಲಿ ಬಹಳಷ್ಟು ಜನ ನನಗೆ ಈ ಮುಂಚೆ ಗೊತ್ತೇ ಇರಲಿಲ್ಲ. ನನ್ನ ಮೇಲೆ ದಾಳಿ ಮಾಡುವುದರಿಂದ ರಾಜ್ಯಪಾಲರ ಮೇಲೆ ಇಲ್ಲವೇ ನನ್ನ ಪಕ್ಷದ ಮೇಲೆ ಅಥವಾ ನನ್ನ ಸರ್ಕಾರದ ಮೇಲೆ ದಾಳಿ ಮಾಡಿದಂತಾಗುತ್ತದೆ ಎಂದುಕೊಂಡು ನನ್ನ ಮೇಲೆ ದಾಳಿ ಮಾಡುತ್ತಿದ್ದರು. ನಾನು ಯಾವತ್ತೂ ಹೇಳಿರದೇ ಇರುವ ಮಾತುಗಳಿಗಾಗಿ, ಮಾಡದೇ ಇರುವ ಕೆಲಸಗಳಿಗಾಗಿ ಹೀಗೆ ಹೇಳಿದ್ದಾನೆ, ಹಾಗೆ ಮಾಡಿದ್ದಾನೆ ಎಂದು ಸುಳ್ಳು ಸುಳ್ಳೇ ದೋಷಾರೋಪಣೆ ಮಾಡುತ್ತಿದ್ದರು. ಮೇಲ್ನೋಟಕ್ಕೆ ಸ್ನೇಹಿತರು ಎಂದು ತೋರಿಸಿಕೊಳ್ಳುತ್ತಿದ್ದ, ಆದರೆ ಒಳಗೊಳಗೆ ಸದ್ದಿಲ್ಲದೆ ನನ್ನ ಉಚ್ಚಾಟನೆಗೆ ಪ್ರಯತ್ನಿಸುತ್ತಿದ್ದ ಕೆಲವರು ನನ್ನ ಇಲಾಖೆಯ ಒಳಗೇ ಇದ್ದರು. ನಾನು ಬಯಸುತ್ತಿದ್ದ ದಿಕ್ಕಿನಲ್ಲಿ ಇಲಾಖೆ ಹೋಗುವುದು ಅವರಿಗೆ ಬೇಕಿರಲಿಲ್ಲ. ಅದು ಮೊದಲಿನಿಂದಲೂ ಹೇಗಿತ್ತು ಹಾಗೇ ಇರಬೇಕೆಂದು ಅವರ ಬಯಕೆ. ಸಾಮೂಹಿಕ ಜವಾಬ್ದಾರಿ ಇರುವ ಉಸ್ತುವಾರಿ ತಂಡಗಳನ್ನು ಕಟ್ಟಲು ನಾನು ಬಯಸಿದರೆ ಅವರು ಮಾತ್ರ ಯಾರ ಅಧೀನವೂ ಇಲ್ಲದ ತಮ್ಮ ಸರ್ವತಂತ್ರ ಸ್ವತಂತ್ರ ಸಾಮ್ರಾಜ್ಯಗಳನ್ನು ಈಗಿನಂತೆಯೇ ಆಳಬೇಕೆಂದು ಬಯಸಿದ್ದರು. ಇಲಾಖೆಯಲ್ಲಿ ಹೊಸದಾದ ಗುರಿಗಳು, ಹೊಸ ಕಾರ್ಯವಿಧಾನ ಹಾಗೂ ಚೌಕಟ್ಟನ್ನು ಸ್ಥಾಪಿಸಬೇಕಾದ ಕಷ್ಟತಮ ಗಳಿಗೆ ಅದು. ರಾಜ್ಯಪಾಲರ ಅಧಿಕಾರಾವಧಿ ಮುಗಿದು ಇಲಾಖೆಯ ಮುಖ್ಯಸ್ಥನಾಗಿ ನನ್ನ ಅವಧಿಯೂ ಮುಗಿಯುತ್ತಾ ಬಂತು. ಅಷ್ಟೊತ್ತಿಗೆ ನನ್ನ ಜೊತೆ ಕೆಲಸ ಮಾಡುತ್ತಿದ್ದ ಉದ್ಯಮಿಗಳ ಹಾಗೂ ಸಮುದಾಯ ನಾಯಕರೊಡನೆಯ ನನ್ನ ವೃತ್ತಿ ಬಾಂಧವ್ಯ ನಿಜಕ್ಕೂ ಆನಂದಿಸುವಷ್ಟು ಚೆನ್ನಾಗಿತ್ತು. ಇಲಾಖೆಯೊಳಗಿನ ಸಹೋದ್ಯೋಗಿಗಳೊಡನೆಯೂ ಒಳ್ಳೆಯ ಒಡನಾಟ ಬೆಳೆದಿತ್ತು. ಅವರೊಡನೆ ಕೆಲಸ ಮಾಡಲು ಖುಷಿಯಾಗುತ್ತಿತ್ತು. ನಾವುಗಳೆಲ್ಲ ನನ್ನ ಅಧಿಕಾರಾವಧಿಯಲ್ಲಿ ಸಾಧಿಸಿದ್ದರ ಬಗ್ಗೆ ನನಗೆ ಹೆಮ್ಮೆಯಾಗುತ್ತಿತ್ತು. ನನ್ನೊಡನೆ ಕೆಲಸ ಮಾಡುತ್ತಿದ್ದವರನ್ನು ನಾನು ಇಷ್ಟಪಡುತ್ತಿದ್ದೆ. ಆದರೆ ನನ್ನ ಅವಧಿ ಮುಗಿದು ನಾನು ಕಚೇರಿಯಿಂದ ಹೊರಬಿದ್ದ ಕೊನೆಯ ದಿನ ನನ್ನ ಅನೇಕ ಸಂಬಂಧಗಳು ಬದಲಾದವು. ಆಗ ವಾಣಿಜ್ಯೋದ್ಯಮದಲ್ಲಿ ಒಂದು ಅತ್ಯುತ್ತಮ ಎನ್ನಬಹುದಾದ ಕೆಲಸಕ್ಕೆ ಸೇರಿಕೊಂಡೆ. ಆದರೆ ನಾನು ಆ ಕಂಪನಿಯ ಸಿಇಒ ಆಗಿರಲಿಲ್ಲ, ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಿಂತ ಕೆಲವು ಹಂತ ಕೆಳಗಿದ್ದ ಹುದ್ದೆ ಅದು. ಅದು ಬಹಳ ಒಳ್ಳೆಯ ಹುದ್ದೆ ಆಗಿದ್ದರೂ ನಾನೀಗ ಮೊದಲಿನಂತೆ ಪ್ರತಿಷ್ಠಿತ ಅಲ್ಲ. ನನಗೀಗ ದೊಡ್ಡ ಸ್ಥಾನಮಾನ ಇರಲಿಲ್ಲ. ರಸ್ತೆಯಲ್ಲಿ ನಾನು ಅಡ್ಡ ಸಿಕ್ಕಿದರೆ ಈ ಮುಂಚೆ ನನ್ನೊಡನೆ ಕೆಲಸ ಮಾಡುತ್ತಿದ್ದ ಜನ ಮುಜುಗರ ಅನುಭವಿಸುತ್ತಿದ್ದಂತೆ ಕಾಣುತ್ತಿತ್ತು. ಅಧಿಕಾರದ ಮೊಗಸಾಲೆಗಳಲ್ಲಿ ಅವರೀಗಲೂ ಅಧಿಕಾರ ಚಲಾಯಿಸಬಲ್ಲವರಾಗಿದ್ದರೆ ಈಗ ನಾನೇನೂ ಆಗಿರಲಿಲ್ಲ. ನನಗೀಗ ಯಾವುದೇ ಸಭೆ ಸಮಾವೇಶಗಳಿಗೆ ಆಹ್ವಾನಗಳು ಬರುತ್ತಿರಲಿಲ್ಲ. ನನ್ನ ಬೆಂಬಲವನ್ನು ಯಾರೂ ಕೋರುತ್ತಿರಲಿಲ್ಲ. ಸಂದರ್ಶನ ಬೇಕೆಂದು ಪತ್ರಕರ್ತರ್ಯಾರೂ ಕರೆ ಮಾಡುತ್ತಿರಲಿಲ್ಲ. ಹೀಗೆ ಇದ್ದಕ್ಕಿದ್ದಂತೆ ಸ್ನೇಹಿತರು ಹಾಗೂ ವೈರಿಗಳು ಹುಟ್ಟಿಬಿಡುವುದನ್ನು ಮತ್ತು ಇದ್ದಕ್ಕಿದ್ದಂತೆ ಅವರನ್ನು ಕಳೆದುಕೊಳ್ಳುವುದನ್ನು ನಾನು ಒಂದು ಸಲಕ್ಕಿಂತ ಹೆಚ್ಚಿನ ಸಲ ಅನುಭವಿಸಿದ್ದೇನೆ. ಇದೇ ತರಹದ ಅನುಭವ ಸಾವಿರಾರು ಜನರಿಗೆ ಆಗಿರುವುದೂ ನನಗೆ ಗೊತ್ತು. ಇದರಿಂದ ನನಗೆ ಆಶ್ಚರ್ಯವಾಗಲಿ ಭ್ರಮನಿರಸನವಾಗಲಿ ಆಗಲಿಲ್ಲ. ಅದೃಷ್ಟವಶಾತ್ ನಾನು ಇಲಾಖೆಯ ಮುಖ್ಯಸ್ಥನಾಗಿ ನೇಮಕವಾದ ಮೊದಲ ದಿನ ನನ್ನ ಮಾರ್ಗದರ್ಶಿಯೊಬ್ಬರು, ಯಾವಾಗಲೂ ನೀನೇ ನಿರ್ದೇಶಕನಾಗಿ ಶಾಶ್ವತವಾಗಿ ಅಲ್ಲಿ ಇರುವುದಿಲ್ಲ ಎನ್ನುವುದನ್ನು ಅಲ್ಲಿರುವಷ್ಟು ದಿನ ಪ್ರತಿದಿನವೂ ಜ್ಞಾಪಕದಲ್ಲಿಟ್ಟುಕೋ ಎಂದು ಹೇಳಿದ್ದರು. ಜನರಿಗೆ ಕಾಣಿಸುವಂತೆ ಲೈಮ್ಲೈಟ್ನಲ್ಲಿ ಯಾವಾಗಲೂ ಇರುತ್ತೇನೆ ಎನ್ನುವುದು ಸುಳ್ಳು. ಯಾವಾಗಲೂ ಪ್ರಭಾವಿಯಾದ ಹುದ್ದೆಯಲ್ಲಿಯೇ ಇರುತ್ತೇನೆ ಎನ್ನಲಾಗದು. ಸಮಯ ಬಹಳ ಬೇಗ ಹೋಗಿಬಿಡುತ್ತದೆ ಎಂಬ ಅರಿವಿನಲ್ಲಿ ನಾನು ಕೆಲಸ ಮಾಡಬೇಕು. ಇದು ಮುಗಿದ ನಂತರ ಹೊಸ ಜಾಗ, ಹೊಸ ಸ್ಥಾನದಲ್ಲಿ ಕೆಲಸ ಮುಂದುವರೆಸುತ್ತಿರುತ್ತೇನೆ. ಆ ಹೊಸ ಸ್ಥಾನ ಈಗಿನದಕ್ಕಿಂತ ಕಡಿಮೆ ಅಧಿಕಾರದ ಅಷ್ಟೇನೂ ಎದ್ದು ಕಾಣಿಸದ್ದು ಆಗಿರಬಹುದು. ಇದೊಂದು ಹಳೆಯ ನಾಣ್ಣುಡಿಯಂತೆ. ನೀನು ಮೇಲಕ್ಕೆ ಹೋಗುತ್ತಿರುವಾಗ ನಿನಗೆ ಜೊತೆ ಸಿಕ್ಕಿದವರೊಡನೆ ಸೌಜನ್ಯದಿಂದ ಅನುಕಂಪದಿಂದ ನಡೆದುಕೋ. ಯಾಕೆಂದರೆ ನೀನು ಕೆಳಕ್ಕೆ ಬರುವಾಗ ಎದುರು ಸಿಕ್ಕುವವರು ಇದೇ ಜನ. ಯಶಸ್ವಿ ಆದ ಜನ ತಮಗೆ ಎರಡು ತರಹದ ಸ್ನೇಹಿತರು ಇರುತ್ತಾರೆ ಎನ್ನುವುದನ್ನು ತಿಳಿದುಕೊಂಡಿರುತ್ತಾರೆ. ಒಬ್ಬರು ವೈಯಕ್ತಿಕ ಖಾಸಾ ಸ್ನೇಹಿತರಾದರೆ ಮತ್ತೊಬ್ಬರು ಸ್ಥಾನಾಧಾರಿತ ನಮಗಿರುವ ಅಧಿಕಾರ ಸ್ಥಾನದಿಂದ ಹುಟ್ಟುವ ಸ್ನೇಹಿತರು. ನೀವು ಯಾವುದೇ ಕಷ್ಟ ನಷ್ಟಗಳಲ್ಲಿರಲಿ, ಮೇಲಿನ ಸ್ಥಾನದಲ್ಲಿರಲಿ ಇಲ್ಲವೇ ಕೆಳಗಿನ ಸ್ಥಾನದಲ್ಲಿರಲಿ ಅಥವಾ ಯಾವುದೇ ಸ್ಥಾನದಲ್ಲಿ ಇಲ್ಲದೇ ಇರಲಿ, ನಿಮ್ಮ ಖಾಸಾ ಸ್ನೇಹಿತ ನಿಮ್ಮೊಡನೆ ಇರುತ್ತಾನೆ. ನಿಮ್ಮ ಬಗ್ಗೆ ಈ ಸ್ನೇಹಿತ ನಿಜವಾಗಲೂ ಕಾಳಜಿಯಿಂದ ಯೋಚಿಸುತ್ತಾನೆ. ನಿಮ್ಮೊಡನೆಯ ಒಡನಾಟವನ್ನು ನಿಜಕ್ಕೂ ಆನಂದಿಸುತ್ತಾನೆ. ಅದೇ ಈ ಸ್ಥಾನಾಧಾರಿತ ಸ್ನೇಹಿತ ನಿಮಗಿರುವ ಪ್ರಭಾವ ಅಥವಾ ಅಧಿಕಾರ ಸ್ಥಾನದ ಸ್ನೇಹಿತ. ಇವನು ಈಗ ನಿಮಗಿರುವ ಅಧಿಕಾರ ಹಿಂದೆ ಯಾರಿಗಿತ್ತೋ ಆತನ ಸ್ನೇಹಿತನೂ ಆಗಿದ್ದ ಹಾಗೂ ನಿಮ್ಮ ಈಗಿನ ಸ್ಥಾನಕ್ಕೆ ಮುಂದೆ ಯಾರು ಬರುತ್ತಾರೋ ಆತನ ಸ್ನೇಹಿತನೂ ಆಗುತ್ತಾನೆ. ಇದು ನೀವು ಮಾಡುತ್ತಿರುವ ಕೆಲಸಕ್ಕೆ, ವ್ಯವಹಾರಕ್ಕೆ ಒಳ್ಳೆಯದು. ನಿಮಗಿಬ್ಬರಿಗೂ ಅನುಕೂಲವಾಗುವ ಒಂದು ಸಂಪರ್ಕ ಜಾಲವನ್ನು ಈ ಸ್ನೇಹ ಮುಂದುವರೆಸಿಕೊಂಡು ಹೋಗುತ್ತದೆ. ಇದರಲ್ಲಿ ಯಾವುದೇ ದೋಷವಿಲ್ಲ. ಆದರೆ ಈ ಸ್ಥಾನಾಧಾರಿತ ಸ್ನೇಹಿತರನ್ನು ಖಾಸಾ ಸ್ನೇಹಿತರೆಂದು ತಪ್ಪಾಗಿ ಭಾವಿಸಿಕೊಳ್ಳಬಾರದು. ಸ್ಥಾನಾಧಾರಿತ ಸ್ನೇಹಿತರು ನಿಜವಾದ ಸ್ನೇಹಿತರಲ್ಲ. ಸರ್ಕಾರಿ ಮುಖ್ಯಸ್ಥರು, ಮಿಲಿಟರಿ ಜನರಲ್ಗಳು, ದೊಡ್ಡ ದೊಡ್ಡ ಕಂಪನಿಗಳ ಸಿಇಒಗಳು ತಮ್ಮ ಸ್ಥಾನವನ್ನು ಬಿಟ್ಟ ಮೇಲೆ ಅಥವಾ ತಾವು ನಿವೃತ್ತಿಯಾದ ಮೇಲೆ ತಮ್ಮ ಈ ಸ್ಥಾನಾಧಾರಿತ ಸ್ನೇಹಿತರ ನಡವಳಿಕೆ ಬದಲಾಗುವುದನ್ನು ಕಾಣುತ್ತಾರೆ. ಇವರು ಊಟಕ್ಕೋ ಕಾಫಿಗೋ ಕರೆದರೆ ಅವರು ಇದ್ದಕ್ಕಿದ್ದಂತೆ ಬ್ಯುಸಿ ಆಗಿಬಿಟ್ಟಿರುತ್ತಾರೆ. ಇವರ ಸ್ಥಾನಾಧಾರಿತ ಸ್ನೇಹಿತರು ಮೊದಲಿನಂತೆ ಈಗ ಫೋನ್ ಕರೆಗಳನ್ನು ಹಿಂದಿರುಗಿಸುವುದಿಲ್ಲ. ಇವರು ಮಾಡುವ ಜೋಕ್ಗಳಿಗೆ ಈಗ ನಗುವುದಿಲ್ಲ. ಇವರ ಹೊಸ ಹೊಸ ಐಡಿಯಾಗಳನ್ನು ಪ್ರಶಂಸಿಸುವುದಿಲ್ಲ. ಇದಕ್ಕೆ ಕಾರಣ ಬಹಳ ಸರಳ. ಇವರ ಸ್ಥಾನಾಧಾರಿತ ಸ್ನೇಹಿತರು ಈಗ ಹೊಸ ಮುಖ್ಯಸ್ಥನ ಮೇಲೆ, ಹೊಸ ಜನರಲ್ ಮೇಲೆ, ಹೊಸ ಸಿಇಒ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿರುತ್ತಾರೆ. ಅವರಿಗೆ ಈಗ ಹೊಸ ಲಂಚ್ಗಳಿಗೆ ಹೋಗುವುದಿರುತ್ತದೆ, ಹಿಂದಿರುಗಿಸಬೇಕಾದ ಹೊಸ ಫೋನ್ ಕರೆಗಳಿರುತ್ತವೆ, ಹೊಸ ಜೋಕ್ಗಳಿಗೆ ನಗಬೇಕಿರುತ್ತದೆ, ಹಾಗೂ ಪ್ರಶಂಸಿಸಲು ಹೊಸ ಐಡಿಯಾಗಳಿರುತ್ತವೆ. ಇದರ ಜೊತೆಗೆ ಕೆಲವು ನಿಜವಾಗಲೂ ಕೊಟ್ಟಿ ಕಳ್ಳ ಸ್ನೇಹಿತರು ಹುಟ್ಟಿಕೊಂಡು ಬಿಟ್ಟಿರುತ್ತಾರೆ. ನಿಮ್ಮನ್ನು ಮತ್ತು ನಿಮ್ಮ ಹೊಸ ಸ್ಥಾನವನ್ನು ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ಳುವ ಹೀನಾತಿಹೀನ ಜನ ಇವರು. ಸ್ಥಾನಾಧಾರಿತ ಸ್ನೇಹಿತರು ಕನಿಷ್ಠ ಪಕ್ಷ ನಿಮಗೆ ಸ್ಥಾನ ಇರುವ ತನಕವಾದರೂ ಒಂದು ಉತ್ತಮ ಸಂಬಂಧ ಇಟ್ಟುಕೊಂಡಿರುತ್ತಾರೆ. ಆದರೆ ಈ ಕೊಟ್ಟಿ ಸ್ನೇಹಿತರು ಸ್ನೇಹಿತರಂತೆ ನಟಿಸುತ್ತಾ ನಿಮ್ಮನ್ನು ಉಪಯೋಗಿಸಿಕೊಳ್ಳಲು ಒಂದು ಒಳ್ಳೆಯ ಸಮಯಕ್ಕಾಗಿ ಕಾದು ಉಪಯೋಗಿಸಿಕೊಂಡ ತಕ್ಷಣ ಬಿನ್ನು ತಿರುಗಿಸಿ ಓಡಿಬಿಡುತ್ತಾರೆ. ಇದಕ್ಕಿಂತ ಕೆಟ್ಟದ್ದೆಂದರೆ ನೀವು ಯಶಸ್ವಿಯಾದಾಗ ನಿಮಗೆ ನಿಜವಾದ ಶಾಶ್ವತ ಶತ್ರುಗಳು ಹುಟ್ಟಿಕೊಳ್ಳುತ್ತಾರೆ. ನಿಮ್ಮ ಯಶಸ್ಸು ಬೇರೊಬ್ಬರಿಗೆ ಬೇಕಿರುತ್ತದೆ. ನೀವು ಗೆದ್ದಾಗ ಬೇರೊಬ್ಬ ಸೋತಿರುತ್ತಾನೆ. ನಿಮ್ಮ ಅದೃಷ್ಟ ಮೇಲಕ್ಕೇರುವುದು ಎಲ್ಲಿಯೋ ಯಾರಿಯೋ ಒಬ್ಬನಿಗೆ ಬೇಡವಾಗಿರುತ್ತದೆ. ಯಾಕೆಂದರೆ ತನ್ನನ್ನು ತಾನು ನಿಮ್ಮ ಪ್ರತಿಸ್ಪರ್ಧಿ ಎಂದು ಆತ ತಿಳಿದಿರುತ್ತಾನೆ. ಯಾರೋ ಒಬ್ಬರು ಯಶಸ್ವಿಯಾದರೆ ಸಾಕು, ಅದನ್ನು ಸಹಿಸಲಾಗದ ಈ ಜನ ಯಶಸ್ವಿಯಾದವನ ಮೇಲೆ ದಾಳಿ ಮಾಡಲು ಅಥವಾ ಹೇಗಾದರೂ ಸರಿ ಅವಮಾನಕ್ಕೆ ಗುರಿ ಮಾಡಲು ಸಮಯ ಸಂದರ್ಭ ಹುಡುಕುತ್ತಿರುತ್ತಾರೆ. ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ಸಂಸ್ಥೆಯಲ್ಲಿ ನೀವು ಮೇಲಕ್ಕೆ ಹೋದಷ್ಟು ನಿಮ್ಮ ಮೇಲೆ ಗುರಿ ಇಡುವುದು ಸುಲಭವಾಗುತ್ತಾ ಹೋಗುತ್ತದೆ. ಶತ್ರುಗಳನ್ನು ಸಂಭಾಳಿಸಲು ಕೆಲವು ಸರಳ ಮಾರ್ಗಗಳಿವೆ. ಮೊದಲನೆಯದಾಗಿ, ಅವರ ನಡವಳಿಕೆಯನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ಮೇಲೆ ಎರಗುತ್ತಿರುವ ಈ ಜನ ತಮ್ಮ ಸದ್ಯದ ಜೀವನದ ಬಗ್ಗೆ ಸಂತೋಷವಾಗಿಲ್ಲ. ತಮ್ಮ ಸೋಲಿನ ಸಂತಾಪದೊಡನೆ ಅವರು ಗುದ್ದಾಡುತ್ತಿದ್ದಾರೆ. ಅವರಿಗೆ ಆಶಾಭಂಗವಾಗಿದೆ ಹಾಗೂ ತಮ್ಮ ಆಶಾಭಂಗಕ್ಕೆ ನಿಮ್ಮನ್ನು ದೂರುತ್ತಿದ್ದಾರೆ. ನೀವು ಅವರು ಗುರಿ ಇಡಲು ಸುಲಭವಾಗಿ ಸಿಗುವ ಒಂದು ಸಂಕೇತ ಆಗಿರಬಹುದು. ಈ ದಾಳಿ ನಿಜವಾಗಲೂ ನಿಮ್ಮನ್ನು ಕುರಿತು ಅಲ್ಲ, ಅದು ಅವರನ್ನು ಕುರಿತೆ. ನೀವು ಇದನ್ನು ತೀರಾ ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು. ಇದನ್ನು ತಾಳ್ಮೆ ಮತ್ತು ಅನುಕಂಪದಿಂದ ಸ್ವೀಕರಿಸಬೇಕು. ಎರಡನೆಯದು, ಬೇರೆಯವರು ನಿಮ್ಮನ್ನು ಶತ್ರು ಎಂದು ನೋಡುತ್ತಿರುವಾಗ ನೀವು ಅವರನ್ನು ನಿಮ್ಮ ಶತ್ರುಗಳೆಂದು ಭಾವಿಸಬೇಕಿಲ್ಲ. ಕೆಲವರು ಯಾಕೆ ಇನ್ನೊಬ್ಬರ ಮೇಲೆ ಬೀಳುತ್ತಾರೆ ಎಂದರೆ ಅವರಿಗೆ ತಮ್ಮನ್ನು ಯಾರೂ ಲಕ್ಷಿಸುತ್ತಿಲ್ಲ ಎಂಬ ಭಾವನೆ ಇರುತ್ತದೆಯಾದ್ದರಿಂದ ತಮ್ಮನ್ನು ಹೀಗಾದರೂ ಗಮನಿಸಲಿ ಎಂದು ಅವರು ನಿಮ್ಮ ಮೇಲೆ ಬೀಳುತ್ತಾರೆ. ಇನ್ನು ಕೆಲವರು ಯಾಕೆ ಹೀಗೆ ಮಾಡುತ್ತಾರೆ ಎಂದರೆ ಅವರು ತಮ್ಮ ನಂಬಿಕೆಗಳ ಬಗ್ಗೆ ಬಹಳ ಗಾಢವಾದ ವಿಶ್ವಾಸ ಬೆಳೆಸಿಕೊಂಡಿರುತ್ತಾರೆ ಹಾಗೂ ನೀವು ಅದನ್ನು ಅವರ ದೃಷ್ಟಿಕೋನದಿಂದ ಗಮನಿಸುತ್ತಿಲ್ಲ ಎಂದು ಅಸಮಾಧಾನಗೊಂಡಿರುತ್ತಾರೆ. ನೀವು ಮಾತ್ರ ಯಾವಾಗಲೂ ಮುಕ್ತ ಮನಸ್ಸಿನಿಂದ ಇರಿ. ನಿಮ್ಮ ಮೇಲೆ ದಾಳಿ ಮಾಡುವವರನ್ನು ಗೌರವಯುತವಾಗಿ ನಡೆಸಿಕೊಳ್ಳಿ. ಅವರು ಹೇಳುವುದನ್ನು ಕೇಳಿಸಿಕೊಳ್ಳಿ ಹಾಗೂ ಯೋಗ್ಯವಾದ ಸಮಯದಲ್ಲಿ ಅವರಿಗೆ ಲಕ್ಷ್ಯ ಕೊಡಿ. ಅದರಿಂದ ಕೆಲವೊಂದನ್ನು ನೀವು ಕಲಿಯಲೂಬಹುದು. ಅದಕ್ಕಿಂತ ಹೆಚ್ಚಾಗಿ ನೀವು ಅವರನ್ನು ವೈರಿಗಳ ತರಹ ನಡೆಸಿಕೊಳ್ಳದಿದ್ದರೆ ಮುಂದೆಂದಾದರೂ ಅವರು ನಿಮ್ಮ ಸ್ನೇಹಿತರಾಗಲು ನಿಮ್ಮ ಪರ ಇರಲು ಅವರಿಗೆ ಸುಲಭವಾಗುತ್ತದೆ. ಕೊನೆಯದಾಗಿ, ನೀವು ಯಶಸ್ವಿ ಆಗುವುದಕ್ಕಿಂತ ಮೊದಲು ನಿಮ್ಮ ಸಂತಸದ ಮತ್ತು ದುಃಖದ ಗಳಿಗೆಗಳನ್ನು ಹಂಚಿಕೊಂಡ ನಿಮ್ಮ ಮನೆಯವರೊಡನೆ ಮತ್ತು ದೀರ್ಘಕಾಲದ ಸ್ನೇಹಿತರೊಡನೆ ಇರುವ ನಿಮ್ಮ ಸಂಬಂಧವನ್ನು ಹುಷಾರಾಗಿ ಕಾಪಾಡಿಕೊಳ್ಳಿ. ನಿಮ್ಮ ಮನೆಯವರು ನೀವು ಏನೇ ಆಗಿರಲಿ ನಿಮ್ಮನ್ನು ಪ್ರೀತಿಸುತ್ತಾರೆ ಮತ್ತು ನಿಮ್ಮ ದೀರ್ಘಕಾಲದ ಸ್ನೇಹಿತರು ನಿಮಗಿರುವ ಅಧಿಕಾರ ಅಥವಾ ಸ್ಥಾನಕ್ಕಾಗಿ ನಿಮ್ಮ ಸ್ನೇಹಿತರಾಗಲಿಲ್ಲ. ಸ್ನೇಹ ಕೊನೆಯವರೆಗೂ ಬಾಳುವುದು ಪರಸ್ಪರರಿಗಿರುವ ಸಮಾನಾಸಕ್ತ ವಿಷಯಗಳಿಂದಾಗಿ. ಶಾಲೆಯಲ್ಲಿ ತಮಗೆ ಕಲಿಸಲಾಗಿರುವ ಒಂದು ಹಾಡನ್ನು ನನ್ನ ಮಕ್ಕಳು ಹಾಡುತ್ತಿರುತ್ತಾರೆ. ಹೊಸ ಸ್ನೇಹಿತರನ್ನು ಮಾಡಿಕೋ, ಆದರೆ ಹಳಬರನ್ನು ಬಿಡಬೇಡ. ಒಬ್ಬರು ಬೆಳ್ಳಿಯಾದರೆ ಮತ್ತೊಬ್ಬರು ಬಂಗಾರ. ಜೀವನ ಮುಂದುವರೆದಂತೆಲ್ಲ ಹಳೆಯ ಸ್ನೇಹಿತರು ನಿಮಗೆ ಹೆಚ್ಚು ಹೆಚ್ಚು ಹತ್ತಿರವಾಗುತ್ತಾರೆ, ಹೆಚ್ಚು ಹೆಚ್ಚು ಅರ್ಥವಾಗುತ್ತಾರೆ. ಅವರೊಡನೆಯ ಸ್ನೇಹ ಅಗತ್ಯವಾಗುತ್ತದೆ. ಅದೇ ರೀತಿ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವ ಅವಕಾಶವೂ ಬರುತ್ತದೆ. ಈ ಹೊಸ ಸ್ನೇಹಿತರಲ್ಲಿ ಕೆಲವರು ನಿಜವಾದ ಸ್ನೇಹಿತರಾಗುತ್ತಾರೆ. ಈ ಹೊಸ ಬೆಳ್ಳಿ ಒಂದು ದಿನ ಬಂಗಾರ ಆಗುತ್ತದೆ. ದೂರದೃಷ್ಟಿ ಮತ್ತು ನೈಪುಣ್ಯತೆಯಿಂದ ಶ್ರಮಪಟ್ಟು ದುಡಿಯಿರಿ. ಅನಗತ್ಯವಾದ ಸಂಕೋಚ ಪಟ್ಟುಕೊಂಡು ಯಶಸ್ಸನ್ನು ದೂರ ತಳ್ಳಬೇಡಿ. ಯಾರಾದರೂ ನಿಮ್ಮ ಮೇಲೆ ದಾಳಿ ಮಾಡಿದರೆ ಅವರನ್ನು ತಾಳ್ಮೆ ಮತ್ತು ಅನುಕಂಪದಿಂದ ನಡೆಸಿಕೊಳ್ಳಿ. ಶತ್ರುಗಳನ್ನು ಭವಿಷ್ಯದ ಸಹಚರರನ್ನಾಗಿ, ಸ್ನೇಹಿತರನ್ನಾಗಿ ನೋಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ನಿಜವಾದ ಸ್ನೇಹಿತರಿಗೆ ಯಾವಾಗಲೂ ಹತ್ತಿರವಾಗಿರಿ. ಇದನ್ನೆಲ್ಲ ಮಾಡಿದರೆ ಎಷ್ಟೇ ಜನ ಕೊಟ್ಟಿ ಸ್ನೇಹಿತರು ನಿಜವಾದ ಶತ್ರುಗಳು ಬಂದು ನಿಮ್ಮ ಮನೆಯ ಬಾಗಿಲನ್ನು ಬಡಿಯುತ್ತಿದ್ದರೂ ನೀವು ನಿಮ್ಮ ಜೀವನದಲ್ಲಿ ವೈಯಕ್ತಿಕ ಅರಿವು ಮತ್ತು ಸಂತೋಷವನ್ನು ಕಾಣುತ್ತಿರುತ್ತೀರಿ. ನೀವು ಜೀವನದಲ್ಲಿ ಯಶಸ್ವಿಯಾದರೆ ನಿಮಗೆ ಖೋಟಾ ಸ್ನೇಹಿತರು ನಿಜವಾದ ಶತ್ರುಗಳು ಸಿಗುತ್ತಾರೆ. ಆದರೂ ಯಶಸ್ವಿಯಾಗಿ. ಅಧ್ಯಾಯ 5. ನೀವು ಇಂದು ಮಾಡುವ ಒಳ್ಳೆಯ ಕೆಲಸವನ್ನು ಜನ ನಾಳೆ ಮರೆತು ಬಿಡುತ್ತಾರೆ. ಆದರೂ ಒಳ್ಳೆಯದನ್ನು ಮಾಡಿ. ನಾನು ಪ್ರೈಮರಿ ಸ್ಕೂಲ್ನಲ್ಲಿದ್ದಾಗ ಓದಿದ್ದ ಈಜಿಪ್ಟಿನ ಒಬ್ಬ ಯುವ ಮೇಸ್ತ್ರಿಯೊಬ್ಬನ ಕತೆ ಜ್ಞಾಪಕಕ್ಕೆ ಬರುತ್ತಿದೆ. ಈಜಿಪ್ಟಿನ ರಾಜ ಫೆರೋವಿನ ಪಿರಮಿಡ್ ಒಂದಕ್ಕೆ ತಳಪಾಯ ಹಾಕುವ ಕೆಲಸದ ಉಸ್ತುವಾರಿಯನ್ನು ಆ ಯುವ ಮೇಸ್ತ್ರಿ ನೋಡಿಕೊಳ್ಳುತ್ತಿದ್ದ. ಉರಿ ಬಿಸಿಲಿನಲ್ಲಿ ನಿಂತು ಕೆಲಸದಾಳುಗಳನ್ನು ಹುರಿದುಂಬಿಸುತ್ತಾ ಅವರ ಕೆಲಸವನ್ನು ಸೂಕ್ಷ್ಮವಾಗಿ ನೋಡಿ ಪರಿಶೀಲಿಸುತ್ತಾ ತಪ್ಪುಗಳನ್ನು ತಿದ್ದುತ್ತಿದ್ದ. ಯಾವುದಾದರೂ ಒಂದು ಕಲ್ಲು ಸರಿಯಾಗಿ ಕುಳಿತಿಲ್ಲ ಅಂದರೆ ಅದನ್ನು ಅಲ್ಲಿಗೇ ಬಿಡದೆ ಪ್ರತಿಯೊಂದು ಕಲ್ಲನ್ನೂ ಸರಿಪಡಿಸಿ ಎಲ್ಲವೂ ಕ್ರಮಬದ್ಧವಾಗಿ ಕೂರುವಂತೆ ಮಾಡಿಸುತ್ತಿದ್ದ. ಇದನ್ನೆಲ್ಲ ಗಮನಿಸುತ್ತಿದ್ದ ಇನ್ನೊಬ್ಬ ಮೇಸ್ತ್ರಿ ಕೊನೆಗೂ ತಾಳಲಾರದೆ ಅವನಿಗೆ ಬುದ್ಧಿ ಹೇಳಲು ಬಂದ. ಈ ಅಡಿಪಾಯ ಭೂಮಿಯ ಒಳಗೆ ಇರುತ್ತದೆ, ಯಾರಿಗೂ ಅದು ಕಾಣಿಸುವುದಿಲ್ಲ. ಅದಕ್ಕೆ ಇಷ್ಟು ಯೋಚನೆ ಮಾಡಬೇಡ, ಯಾರಿಗೂ ಅದು ಗೊತ್ತಾಗುವುದಿಲ್ಲ ಎಂದ. ಯಾರಿಗೆ ಗೊತ್ತಾಗದಿದ್ದರೂ ನನಗೆ ಗೊತ್ತಾಗುತ್ತದೆಯಲ್ಲ ಎಂದ ಆ ಯುವ ಮೇಸ್ತ್ರಿ ತನ್ನ ಕೆಲಸ ಮುಂದುವರೆಸಿದ. ಯಾವುದು ಸರಿಯಾದದ್ದೋ, ಒಳ್ಳೆಯದ್ದೋ ಮತ್ತು ಸತ್ಯವಾದದ್ದೋ ಅದನ್ನು ನೀವು ಮಾಡಿದಾಗ ನಿಮಗೆ ಅದು ಗೊತ್ತಿರುತ್ತದೆ ಹಾಗೂ ನಿಮಗೆ ನೆನಪಿನಲ್ಲಿರುತ್ತದೆ. ನಿಮಗೆ ಬೇಕಾದ ಎಲ್ಲಾ ರೀತಿಯ ವೈಯಕ್ತಿಕ ಅರಿವು ಮತ್ತು ಸಂತೋಷವನ್ನು ನಿಮಗದು ನೀಡುತ್ತದೆ. ಹೌದು, ನೀವು ಮಾಡುವ ಕೆಲವೊಂದು ಒಳ್ಳೆಯ ಕೆಲಸಗಳು ಗುರುತಿಸಲ್ಪಡುತ್ತವೆ. ಆದರೆ ಹೀಗೆ ಗುರುತಿಸಲ್ಪಟ್ಟ ಒಳ್ಳೆಯ ಕೆಲಸಗಳು ಕೆಲವೊಮ್ಮೆ ಜನರಿಂದ ಮರೆಯಲ್ಪಡುತ್ತವೆ. ಇಲ್ಲಿ ಮುಖ್ಯವಾದದ್ದು ಏನೆಂದರೆ ನಾವು ಮಾಡಿದ ಕೆಲಸವನ್ನು ಯಾರಾದರೂ ಜ್ಞಾಪಕವಿಟ್ಟಿದ್ದಾರೆಯೇ ಎನ್ನುವುದಲ್ಲ. ಒಬ್ಬ ಮನುಷ್ಯನಾಗಿ ನೀವು ಏನು ಎನ್ನುವುದು ಇಲ್ಲಿ ಮುಖ್ಯವಾದದ್ದು. ನೀವು ಹೇಗೆ ಬದುಕುತ್ತೀರಿ ಎನ್ನುವುದು ಮುಖ್ಯ. ನೀವು ಔದಾರ್ಯದಿಂದ ಪ್ರಾಮಾಣಿಕತೆಯಿಂದ ಬದುಕುತ್ತಿರುವುದೇ ನಿಜವಾಗಿದ್ದರೆ ನೀವು ಮಾಡಿರುವ ಕೆಲಸ ಬೇರೆಯವರಿಗೆ ಗೊತ್ತಿದೆಯೇ, ಅದನ್ನು ನೆನಪಿಟ್ಟಿದ್ದಾರೆಯೇ ಎನ್ನುವುದರ ಕುರಿತು ನೀವು ಯೋಚಿಸುವುದಿಲ್ಲ. ಹಾಗಾಗಿಯೇ ಒಂದು ಒಳ್ಳೆಯ ಕೆಲಸವನ್ನು ನೀವು ಅನಾಮಿಕರಾಗಿಯೂ ಮಾಡಲು ಸಾಧ್ಯವಾಗುತ್ತದೆ. ಒಳ್ಳೆಯದನ್ನು ಮಾಡಿದ್ದೀರಾ ಅಷ್ಟೇ ಸಾಕು. ಯಾರಿಗೋ ಒಬ್ಬರಿಗೆ ಸಹಾಯ ಮಾಡಿದ್ದೀರಾ ಅಥವಾ ನಿಮ್ಮ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ದೀರಾ ಎನ್ನುವುದು ನಿಮಗೆ ಗೊತ್ತಾಗಿದ್ದರೆ ಅಷ್ಟೇ ಸಾಕು. ಆದ್ದರಿಂದಲೇ ನೀವು ಮಾಡಿರುವ ಒಳ್ಳೆಯ ಕೆಲಸದಿಂದ ನಿಮ್ಮ ಉತ್ತರಾಧಿಕಾರಿಗೆ ಹೆಸರು ಬಂದರೂ ಪರವಾಗಿಲ್ಲ. ಸಂಘ ಸಂಸ್ಥೆಗಳಲ್ಲಿ ಇದೆಲ್ಲ ಮಾಮೂಲಾಗಿ ಆಗುವಂತಹುದು. ಯಾರೋ ಒಬ್ಬ ಮ್ಯಾನೇಜರ್ ಇಲಾಖೆಯ ಅಥವಾ ಕಂಪನಿಯ ಭವಿಷ್ಯದ ಉನ್ನತಿಗೆ ಅಡಿಪಾಯ ಹಾಕಲು ಬಹಳ ಕಷ್ಟಪಟ್ಟು ದುಡಿದಿರಬಹುದು. ಆ ಅಡಿಪಾಯ ಇಲ್ಲದಿದ್ದರೆ ಭವಿಷ್ಯದ ಗೆಲುವು ಏಳಿಗೆ ಸಾಧ್ಯವಿಲ್ಲ. ಆದರೆ ಆ ಯಶಸ್ಸು ಸಿಕ್ಕಾಗ ಆ ಮ್ಯಾನೇಜರ್ ಅಲ್ಲಿಂದ ಬೇರೆಡೆಗೆ ಹೋಗಿರಬಹುದು ಅಥವಾ ನಿವೃತ್ತಿಯೂ ಆಗಿಬಿಟ್ಟಿರಬಹುದು. ಹಾಗಾಗಿ ಆ ಯಶಸ್ಸಿನ ಕ್ರೆಡಿಟ್ ಆತನ ಉತ್ತರಾಧಿಕಾರಿಗೆ ಸಿಕ್ಕಿರುತ್ತದೆ. ನಿಮ್ಮ ಸಂಸ್ಥೆಯ ಭವಿಷ್ಯಕ್ಕಾಗಿ ನೀವು ಭದ್ರವಾದ ಅಡಿಪಾಯ ಹಾಕಿದಾಗ ನೀವು ಮಾಡಿರುವ ಒಳ್ಳೆಯ ಕೆಲಸ ನಿಮಗೆ ಗೊತ್ತಾಗಿರುತ್ತದೆ. ಹಾಗೆಯೇ ನೀವು ಹಾಕಿದ ಅಡಿಪಾಯದಿಂದ ಕಾಲಾಂತರದಲ್ಲಿ ಸಂಸ್ಥೆಗೆ ಸಿಕ್ಕ ಯಶಸ್ಸನ್ನು ನೋಡಿ ಆಗ ನೀವು ಅಲ್ಲಿ ಇಲ್ಲದಿದ್ದರೂ ನಿಮಗೆ ತೃಪ್ತಿ ದೊರೆಯುತ್ತದೆ. ಅದೇ ರೀತಿಯಲ್ಲಿ ವಸ್ತುಸ್ಥಿತಿ ಏನೆಂದರೆ ನೀವು ಪಡೆಯುವ ಯಶಸ್ಸಿನ ಅಡಿಪಾಯಗಳನ್ನು ನಿಮ್ಮ ಹಿಂದಿನವರು ಹಾಕಿರುತ್ತಾರೆ ಎನ್ನುವುದು. ಅದು ನಿಮಗವರು ಕೊಟ್ಟಿರುವ ಕಾಣಿಕೆ. ಆ ಕಾಣಿಕೆಯನ್ನು ಹಿಂದಿರುಗಿಸುವ ದಾರಿ ಏನೆಂದರೆ ಅದನ್ನು ಮುಂದಿನವರಿಗೆ ಕೊಟ್ಟು ಹೋಗುವುದು. ನಿಮ್ಮ ಪಾಲಿಗೆ ಬಂದಿರುವ ಕಾರ್ಯವನ್ನು ಕಷ್ಟಪಟ್ಟು ಮಾಡಿದರೆ ನಿಮ್ಮ ನಂತರ ನಿಮ್ಮ ಸ್ಥಾನವನ್ನು ತುಂಬಲು ಬರುವವರಿಗೆ ಕೊಡಲು ನಿಮ್ಮ ಬಳಿ ಆ ಕಾಣಿಕೆ ಇರುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಪರಸ್ಪರರಿಗೆ ಮಾಡುವ ಅನೇಕ ಒಳ್ಳೆಯ ಕೆಲಸಗಳಲ್ಲಿ ಒಂದು ಮುಗುಳ್ನಗು ಹುಟ್ಟಿಸುವಂತಹ, ಸ್ಫೂರ್ತಿ ತುಂಬುವಂತಹ ಸಣ್ಣಪುಟ್ಟ ಕೆಲಸಗಳೇ ಹೆಚ್ಚಿನವು. ಕೆಲವೊಮ್ಮೆ ನಾವು ಬೇರೆಯವರೆಡೆಗೆ ತೋರಿಸುವ ಕನಿಷ್ಠ ಸೌಜನ್ಯವೇ ನಾವು ಮಾಡಬಹುದಾದ ಒಳ್ಳೆಯ ಕೆಲಸ. ನಾನಿರುವ ಹವಾಯಿ ದ್ವೀಪ ರಾಜ್ಯದ ಹೊನಲುಲು ನಗರದಲ್ಲಿ ರಾಬಿ ಆಲ್ಮ್ ಎನ್ನುವವರೊಬ್ಬರು ಒಬ್ಬ ಯಶಸ್ವಿ ಲಾಯರ್, ಸರ್ಕಾರಿ ಅಧಿಕಾರಿ ಹಾಗೂ ಬ್ಯಾಂಕರ್ ಆಗಿದ್ದರು. ನಮ್ಮ ಸಮುದಾಯದಲ್ಲಿ ನಮ್ಮೆಲ್ಲರ ಜೀವನವನ್ನು ಈಗಿನದಕ್ಕಿಂತ ಹೆಚ್ಚು ನಾಗರಿಕವಾಗಿಯೂ ಅರ್ಥಪೂರ್ಣವಾಗಿಯೂ ಮಾಡುವುದು ಹೇಗೆ ಎಂದು ಆಲೋಚಿಸಲು ಒಮ್ಮೆ ತಮ್ಮ ಕೆಲವು ಸ್ನೇಹಿತರನ್ನು ಒಂದೆಡೆ ಸೇರಿಸಿದ್ದರು. ಅವರೆಲ್ಲ ಕೂಡಿ ಅಲೋಹವನ್ನು ಜೀವಿಸುವುದು ಎಂಬ ಕಾರ್ಯಕ್ರಮವನ್ನು ರೂಪಿಸಿದರು. ಹವಾಯಿ ಭಾಷೆಯಲ್ಲಿ ಅಲೋಹ ಎನ್ನುವುದಕ್ಕೆ ಕುಶಲ ಸಂಭಾಷಣೆಯ ಹಲೋ ಎನ್ನುವುದರಿಂದ ಹಿಡಿದು ಬೈ ಬೈ ಎನ್ನುವ ತನಕ ಅನೇಕ ಅರ್ಥಗಳಿವೆ. ಆದರೆ ಅವರು ಯೋಚಿಸುತ್ತಿದ್ದ ಅಲೋಹದ ಅರ್ಥ ಏನೆಂದರೆ ಪ್ರೀತಿ, ವಿಶ್ವಾಸ, ಕಾಳಜಿ ಮತ್ತು ಸೌಜನ್ಯ. ಅಲೋಹವನ್ನು ಜೀವಿಸಲು ಅನೇಕ ವಿಧಾನಗಳಿದ್ದರೂ ಅವರು ರೂಪಿಸಿದ ಒಂದು ವಿಧಾನ ಏನೆಂದರೆ ನಮ್ಮ ದೈನಂದಿನ ಜೀವನದಲ್ಲಿ ಸೌಜನ್ಯದಿಂದ, ಸಂಭಾವಿತನದಿಂದ ನಾಗರಿಕವಾಗಿ ಜೀವಿಸುವುದು ಮತ್ತು ಅದರ ಜೊತೆ ಜೊತೆಗೆ ನಮ್ಮ ಜೀವನವನ್ನು ಸುಮಧುರಗೊಳಿಸುವ ಸಣ್ಣ ಪುಟ್ಟ ಕೆಲಸಗಳನ್ನೂ ಮಾಡುವುದು. ಅದಕ್ಕೆ ಅವರು ಕೊಟ್ಟ ಕೆಲವು ಉದಾಹರಣೆಗಳು ಇಂತಿವೆ. ಹಿರಿಯರನ್ನು ಮತ್ತು ಮಕ್ಕಳನ್ನು ಗೌರವಿಸಿ. ನೀವು ಇರುವ ಸ್ಥಳ ನೀವು ಬಂದಾಗ ಹೇಗಿತ್ತೋ ನೀವು ಬಿಡುವಾಗ ಅದಕ್ಕಿಂತ ಉತ್ತಮ ಸ್ಥಿತಿಯಲ್ಲಿ ಬಿಟ್ಟು ಹೋಗಿ. ಯಾರಾದರೂ ಬರುತ್ತಿರುವಾಗ ಅವರಿಗಾಗಿ ಬಾಗಿಲನ್ನು ತೆರೆದಿಟ್ಟುಕೊಂಡಿರಿ. ಯಾರಾದರೂ ಬರುತ್ತಿರುವಾಗ ಲಿಫ್ಟ್ ಅನ್ನು ನಿಲ್ಲಿಸಿಟ್ಟುಕೊಳ್ಳಿ. ಯಾವ ಗಿಡವಾದರೂ ಸರಿ, ಏನನ್ನಾದರೂ ಸರಿ ನೀಡಿ. ಸೌಜನ್ಯದಿಂದ ನಿಮ್ಮ ವಾಹನವನ್ನು ಓಡಿಸಿ. ಬೇರೆಯವರು ನಿಮ್ಮ ರಸ್ತೆಗೆ ಕೂಡಿಕೊಳ್ಳುತ್ತಿದ್ದರೆ ಅವರನ್ನು ನಿಮ್ಮ ರಸ್ತೆಯ ಒಳಗೆ ಬಿಟ್ಟುಕೊಳ್ಳಿ. ಅನ್ಯ ಸಂಸ್ಕೃತಿಯವರ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ. ಶಾಪಿಂಗ್ ಮಾಲ್ನಲ್ಲಿ ಸಾಮಾನು ಇಟ್ಟುಕೊಳ್ಳುವ ಕಾರ್ಟನ್ನು ಸರಿಯಾದ ಸ್ಥಾನಕ್ಕೆ ಹಿಂದಿರುಗಿಸಿ. ಮನೆಯಿಂದ ಹೊರ ಹೋಗಿ ಪ್ರಕೃತಿಯನ್ನು ಆಸ್ವಾದಿಸಿ. ರಸ್ತೆಯಲ್ಲಿನ ಕಸ ಗಲೀಜನ್ನು ತೆಗೆದು ಕಸದ ಬುಟ್ಟಿಗೆ ಹಾಕಿ. ನಿಮ್ಮ ನೆರೆಹೊರೆಯವರೊಡನೆ ಹಂಚಿಕೊಳ್ಳಿ. ಮುಗುಳ್ನಗುಗಳನ್ನು ಸೃಷ್ಟಿಸಿ. ಎಲ್ಲರ ಜೀವನವನ್ನು ಈಗ ಇರುವುದಕ್ಕಿಂತ ಚೆನ್ನಾಗಿ ಮಾಡಲು ನೀವು ರಾಜಕಾರಣಿಯೋ, ಕಂಪನಿಯ ಮುಖ್ಯಸ್ಥನೋ ಅಥವಾ ಬಹಳ ಹೆಸರುವಾಸಿಯಾದ ವೈದ್ಯನೋ ಆಗಿರಲೇಬೇಕಿಲ್ಲ ಎನ್ನುತ್ತಾರೆ ಅಲೋಹವನ್ನು ಜೀವಿಸು ಗುಂಪಿನವರು. ಕೆಲವೊಮ್ಮೆ ಅತಿ ಸಣ್ಣ ಕೆಲಸ ಬಹಳ ದೊಡ್ಡ ಪರಿಣಾಮವನ್ನು ಬೀರಿರುತ್ತದೆ. ಹಾಗಾಗಿ ಅಂಗಡಿಯವನ ಜೊತೆ ಮುಗುಳ್ನಕ್ಕೂ ಮಾತನಾಡಲು ಸಮಯ ಮಾಡಿಕೊಳ್ಳಿ. ನಿಮ್ಮ ಕಟ್ಟಡಕ್ಕೆ ತಮ್ಮ ಸಾಮಾನುಗಳನ್ನು ಹೊತ್ತು ತರುತ್ತಿರುವವರಿಗೆ ಕೈ ನೀಡಿ. ಸಮುದಾಯದ ಕಾರ್ಯಕ್ರಮವಾದ ನಂತರ ಕುರ್ಚಿಗಳನ್ನು ಎತ್ತಿಡುವವರಲ್ಲಿ ಮೊದಲಿಗರಾಗಿ. ಅದನ್ನು ಯಾರೂ ಗಮನಿಸದೇ ಇರಬಹುದು. ಗಮನಿಸಿದ್ದವರು ಅದನ್ನು ನೆನಪಿಟ್ಟುಕೊಳ್ಳದೆ ಹೋಗಬಹುದು. ಆದರೆ ಹನಿಹನಿಗೂಡಿದರೆ ಹಳ್ಳ ಎನ್ನುವಂತೆ ಈ ತರಹದ ಸಣ್ಣ ಪುಟ್ಟ ಕೆಲಸಗಳ ಮೂಲಕ ನೀವು ಅವರ ಜೀವನವನ್ನು ಸಂತೋಷಗೊಳಿಸುತ್ತಾ ಹೋಗುತ್ತೀರಿ. ಒಳ್ಳೆಯ ಕೆಲಸವನ್ನು ಒಳ್ಳೆಯದಕ್ಕಾಗಿ ಮಾಡಿ. ಒಳ್ಳೆಯ ಕೆಲಸ ಮಾಡುವುದು ನಿಮ್ಮ ವ್ಯಕ್ತಿತ್ವದ ಭಾಗವೇ ಆಗಿರುವುದರಿಂದ ಅದನ್ನು ಮಾಡಿ. ಅದು ನೀವು ಬಾಳುತ್ತಿರುವ ನಿಮ್ಮ ಜೀವನದ ಗುಣಮಟ್ಟವನ್ನು ತೋರಿಸುತ್ತದೆ. ನಿಮ್ಮ ಜೀವನದ ಭಾಗ ಅದು. ಯಾರಿಗೆ ಗೊತ್ತಾಗಲಿ ಬಿಡಲಿ, ಯಾರು ನೆನಪಿಟ್ಟುಕೊಳ್ಳಲಿ ಬಿಡಲಿ, ನೀವು ಮಾಡುವ ಒಳ್ಳೆಯ ಕೆಲಸ ನಿಮ್ಮ ಆತ್ಮಸಂತೋಷದ, ನಿಮ್ಮ ಅರಿವಿನ ಮೂಲವಾಗುತ್ತದೆ. ನೀವು ಇಂದು ಮಾಡುವ ಒಳ್ಳೆಯ ಕೆಲಸವನ್ನು ಜನ ನಾಳೆ ಮರೆತು ಬಿಡುತ್ತಾರೆ. ಆದರೂ ಒಳ್ಳೆಯದನ್ನು ಮಾಡಿ. ಅಧ್ಯಾಯ 6. ಪ್ರಾಮಾಣಿಕತೆ ಮತ್ತು ಮುಕ್ತ ಮನಸ್ಸು ನಿಮ್ಮನ್ನು ದುರ್ಬಲರನ್ನಾಗಿ ಮಾಡುತ್ತದೆ. ಏನೇ ಆಗಲಿ, ಪ್ರಾಮಾಣಿಕರಾಗಿ ಮುಕ್ತ ಮನಸ್ಸಿನಿಂದ ಇರಿ. ಅದು 60ರ ದಶಕ. ಅಮೆರಿಕದ ಮಧ್ಯಭಾಗದ ರಾಜ್ಯವೊಂದರ ವಿಶ್ವವಿದ್ಯಾಲಯದಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ಏರ್ಪಡಿಸಲಾಗಿದ್ದ ಬೇಸಿಗೆ ಶಿಬಿರದ ಅಧ್ಯಾಪಕ ತಂಡದಲ್ಲಿ ನಾನೂ ಒಬ್ಬನಾಗಿದ್ದೆ. ಶಿಬಿರದಲ್ಲಿ ವಿದ್ಯಾರ್ಥಿಗಳನ್ನು ಗುಂಪುಗಳಾಗಿ ವಿಂಗಡಿಸಲಾಗಿತ್ತು. ಅವುಗಳಲ್ಲಿನ ಒಂದು ಗುಂಪಿಗೆ ನಾನು ಮಾರ್ಗದರ್ಶಕ. ನನ್ನಷ್ಟು ಚಿಕ್ಕ ವಯಸ್ಸಿನವನನ್ನು ಆ ವಿಶ್ವವಿದ್ಯಾಲಯದವರು ಅಲ್ಲಿಯ ತನಕ ನೇಮಿಸಿಕೊಂಡೇ ಇರಲಿಲ್ಲ. ಬಹುಶಃ ನನ್ನ ವಯಸ್ಸಿನಿಂದಾಗಿಯೇ ಇರಬೇಕು. ಒಂದು ಸಾಯಂಕಾಲದ ಸಭೆಯಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಲು ಶಿಬಿರದ ನಿರ್ದೇಶಕರು ನನಗೆ ಹೇಳಿದ್ದರು. ನನ್ನ ಭಾಷಣದ ದಿನ ಹತ್ತಿರವಾಗುತ್ತಿದ್ದಂತೆ ಆ ನಿರ್ದೇಶಕರಿಗೆ ಆತಂಕ ಶುರುವಾಯಿತು. ಒಂದು ದಿನ ನನ್ನ ಹತ್ತಿರ ಹಾಗೆಯೇ ಲೋಕಾಭಿರಾಮವಾಗಿ ಮಾತನಾಡಲೆಂಬಂತೆ ಬಂದು ನಾನು ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂದು ತಮಾಷೆಯಾಗಿ ಕೇಳಿದರು. ನಾನು ಏನು ಮಾತನಾಡಿಬಿಡುತ್ತೇನೋ ಎಂಬ ಭಯ ಇದ್ದದ್ದರಿಂದ ಏನು ಮಾತನಾಡಲಿದ್ದೇನೆ ಎಂದು ತಿಳಿದುಕೊಳ್ಳುವ ಕುತೂಹಲ ಅವರಿಗೆ. ನನ್ನ ಭಾಷಣದ ವಿಷಯವನ್ನು ಕುರಿತು ನಾನು ಇನ್ನೂ ಆಲೋಚಿಸುತ್ತಿದ್ದೆ. ಅದನ್ನೇ ಅವರಿಗೆ ಪ್ರಾಮಾಣಿಕವಾಗಿ ಹೇಳಿದೆ. ಅದು ಅವರ ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿದಂತೆ ಕಾಣಿಸಿತು. ಕೊನೆಗೂ ತಮ್ಮ ಆತಂಕವನ್ನು ತಡೆ ಹಿಡಿದುಕೊಳ್ಳಲಾಗದೆ ನೇರವಾಗಿ ವಿಷಯಕ್ಕೆ ಬಂದು ಬಿಟ್ಟರು. ನಾನು ಏನೇನೋ ಮಾತನಾಡಿ ಹುಡುಗರನ್ನು ಉದ್ರೇಕಗೊಳಿಸುವುದು ಅವರಿಗೆ ಬೇಕಾಗಿರಲಿಲ್ಲ. ನಾನು ಚಳವಳಿಗಾರನಂತೆ ಮಾತನಾಡುವುದಾಗಲಿ, ವ್ಯವಸ್ಥೆಯ ವಿರುದ್ಧ ಮಾತನಾಡುವುದಾಗಲಿ ಅವರಿಗೆ ಬೇಕಿರಲಿಲ್ಲ. ನಾನು ಹಾಗೆ ಮಾಡಿದ್ದಾದರೆ ಶಿಬಿರದಲ್ಲಿನ ನನ್ನ ಭವಿಷ್ಯಕ್ಕೆ ಒಳ್ಳೆಯದಲ್ಲ. ನಾನು ಯಾರನ್ನೂ ಕೆಣಕದೆ ನಯವಾದ ಎಲ್ಲಾ ಚೆನ್ನ ಎನ್ನುವಂತಹ ಒಂದೆರಡು ಒಳ್ಳೆಯ ಮಾತನ್ನಷ್ಟೇ ಆಡಬೇಕು ಎಂದು ಅವರು ಬಯಸಿದರು. ನಾನು ಹಾಗೆ ಮಾಡುತ್ತೇನೆ ಎಂದುಕೊಂಡೇ ಅವರು ಈ ಮೊದಲು ನನಗೆ ಭಾಷಣ ಮಾಡಲು ಹೇಳಿದ್ದು. ಆ ಸಂಜೆ ಬಂತು. ಆಡಿಟೋರಿಯಂನ ವೇದಿಕೆಯ ಮೇಲೆ ಹೋಗಿ ಮಾತನಾಡಲು ಸಿದ್ಧನಾಗಿ ಪೋಡಿಯಂನ ಹಿಂದೆ ನಿಂತೆ. ಮುಂದೆ 100 ಜನ ವಿದ್ಯಾರ್ಥಿಗಳು ಕುಳಿತಿದ್ದರು. ಅವರಲ್ಲಿ ಒಂದಷ್ಟು ಜನ ಮಾತನಾಡುತ್ತಿದ್ದರು, ಒಂದಷ್ಟು ಜನ ತಮ್ಮ ಕುರ್ಚಿಗಳಲ್ಲಿ ಇಳಿಜಾರಿಕೊಂಡು ಕುಳಿತಿದ್ದರು, ಮತ್ತೊಂದಷ್ಟು ವಿದ್ಯಾರ್ಥಿಗಳು ಕೂರಲಾಗದ ರೀತಿ ಚಡಪಡಿಸುತ್ತಿದ್ದರು. ಆಡಿಟೋರಿಯಂನ ಹಿಂಭಾಗದ ಎರಡು ಸಾಲುಗಳಲ್ಲಿ ಮಾನವ ಗೋಡೆಯ ರೀತಿ ದೊಡ್ಡವರು, ಅಂದರೆ ಅಧ್ಯಾಪಕರು ಮತ್ತು ವಿದ್ಯಾರ್ಥಿ ಮಾರ್ಗದರ್ಶಕರು ಕುಳಿತಿದ್ದರು. ನಾನು ನಿರ್ಧಾರ ಮಾಡಿಯಾಗಿತ್ತು, ಅಧ್ಯಾಪಕರನ್ನಾಗಲಿ ವಿದ್ಯಾರ್ಥಿ ಮಾರ್ಗದರ್ಶಕರನ್ನಾಗಲಿ ಅಥವಾ ವ್ಯವಸ್ಥೆಯ ಮೇಲಾಗಲಿ ಆಕ್ರಮಣ ಮಾಡಬಾರದು ಎಂದು ನಾನು ನಿರ್ಧರಿಸಿದ್ದೆ. ಅದಕ್ಕಿಂತಲೂ ಮುಖ್ಯವಾದದ್ದನ್ನು ಮಾಡಬೇಕೆಂದು ತೀರ್ಮಾನಿಸಿದ್ದೆ. ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾರ್ಥಿ ಕೌನ್ಸಿಲ್ಗಳ ಬಗ್ಗೆ ನನ್ನ ಅಭಿಪ್ರಾಯ ಏನು ಎಂದು ಹೇಳಲು, ಅವರಿಗೆ ಸವಾಲು ಹಾಕಲು ತೀರ್ಮಾನಿಸಿದ್ದೆ. ಅವರೊಂದಿಗೆ ಪ್ರಾಮಾಣಿಕವಾಗಿ ಮುಕ್ತವಾಗಿ ಇರಲು ನಿರ್ಧರಿಸಿದ್ದೆ. ಭಾಷಣವನ್ನು ಆರಂಭಿಸಿ, ಇಲ್ಲಿರುವ ನಿಮ್ಮಲ್ಲಿನ ಬಹುಪಾಲು ವಿದ್ಯಾರ್ಥಿ ಕೌನ್ಸಿಲ್ಗಳು ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಳ್ಳುವ, ಸ್ವಕೇಂದ್ರಿತ ಸ್ವಹಿತಾಸಕ್ತಿಯನ್ನಷ್ಟೇ ಬಯಸುವ, ಕಾಲೇಜು ಪ್ರವೇಶಕ್ಕೆ ತಮ್ಮ ಪರಿಚಯ ಪತ್ರ ತಯಾರಿಸುವುದರಲ್ಲಷ್ಟೇ ಮಗ್ನರಾಗಿರುವವರ ಗುಂಪು ಎಂದು ನೇರವಾಗಿ ಹೇಳಿದೆ. ನೀವು ಸುಲಭವಾದ ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರೆಂದು, ಯಾರಿಗೆ ಬೇಕಾಗಲಿ ಬಿಡಲಿ ಪ್ರತಿ ವರ್ಷವೂ ಒಂದೇ ತರಹದ ಚಟುವಟಿಕೆಗಳನ್ನು ಮಾಡುತ್ತಿದ್ದೀರೆಂದು ಹೇಳಿದೆ. ಅವರಲ್ಲಿನ ಬಹುಪಾಲು ಜನ ತಮ್ಮನ್ನು ಆಯ್ಕೆ ಮಾಡಿದ ವಿದ್ಯಾರ್ಥಿಗಳ ಬಗ್ಗೆ, ತಮ್ಮ ವಿದ್ಯಾರ್ಥಿ ಸಂಘದ ಬಗ್ಗೆ ಯಾವುದೇ ಕಾಳಜಿ ಹೊಂದಿಲ್ಲವೆಂದೆ. ನೀವು ನಿಮ್ಮ ಸಹವಿದ್ಯಾರ್ಥಿಗಳು ಹೇಳುವುದನ್ನು ಕೇಳಿಸಿಕೊಳ್ಳಬೇಕೆಂದು, ಅವರೊಡನೆ ಹೆಚ್ಚಿಗೆ ಬೆರೆಯಬೇಕೆಂದು ಹಾಗೂ ಕೆಲವೊಬ್ಬರಿಗೆ ಮಾತ್ರವಲ್ಲದೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುವಂತೆ ವ್ಯವಸ್ಥೆಯ ಮುಖಾಂತರವೇ ಪ್ರಯತ್ನಿಸಬೇಕೆಂದು ಹೇಳಿದೆ. ನಾನು ಅವರಿಗೆ ಹೇಳಿದ ಮಾತಿನ ಅರ್ಥ ಏನಿತ್ತೆಂದರೆ, ನೀವೆಲ್ಲರೂ ವಂಚಕರು, ಆದರೆ ನೀವು ಹಾಗೆ ಆಗುವ ಅವಶ್ಯಕತೆ ಇಲ್ಲ ಎಂದಾಗಿತ್ತು. ಅವರು ತಮ್ಮ ಶಾಲೆಯಲ್ಲಿನ ಮತ್ತು ಶಿಕ್ಷಣದ ಗುಣಮಟ್ಟದಲ್ಲಿ ಗಣನೀಯವಾದ ಬದಲಾವಣೆಗಳನ್ನು ತರಬಹುದೆಂದು ಹೇಳಿದೆ. ಅರ್ಧ ಗಂಟೆಯ ನನ್ನ ಭಾಷಣವನ್ನು ಮುಗಿಸಿದಾಗ ಅಲ್ಲಿ ಮೌನ ನೆಲೆಸಿತ್ತು. ಕೊನೆಯಲ್ಲಿ ಧನ್ಯವಾದ ಹೇಳಿ ನನ್ನ ಟಿಪ್ಪಣಿಗಳನ್ನು ಕೂಡಿಸಿಕೊಳ್ಳಲು ಆರಂಭಿಸಿದೆ. ಆಗ ಚಪ್ಪಾಳೆ ಬೀಳಲು ಆರಂಭವಾಗಿ ಅದರ ಸದ್ದು ಕ್ಷಣಕ್ಷಣಕ್ಕೂ ಬೆಳೆಯಿತು. ಎಲ್ಲಾ ಚೆನ್ನಾಗಿದೆ, ಎಲ್ಲಾ ಸರಿ ಎನ್ನುವಂತಹ ಅತಿವಿನಯದ ತೋರಿಕೆಯ ವಾತಾವರಣವನ್ನು ಭೇದಿಸುವುದರಲ್ಲಿ ನಾನು ಸಫಲನಾಗಿದ್ದೆ. ವಿದ್ಯಾರ್ಥಿಗಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಕೇವಲ ಪಾಠಗಳನ್ನು ಮಾಡಿಕೊಳ್ಳುವ ಬದಲು ಅದಕ್ಕಿಂತ ಮುಖ್ಯವಾದದ್ದನ್ನು ಮಾಡಲು ಹೇಳಿದ್ದೆ. ಅವರಿಗೆ ವಿಷಯ ಮುಟ್ಟಿತ್ತು. ವಿದ್ಯಾರ್ಥಿಗಳು ಎದ್ದು ಮುನ್ನುಗ್ಗುತ್ತಾ ವೇದಿಕೆಗೆ ಬಂದುಬಿಟ್ಟರು. ನನ್ನನ್ನು ತಮ್ಮ ಭುಜದ ಮೇಲೆ ಹೊತ್ತು ಹೊರಕ್ಕೆ ಕೊಂಡೊಯ್ದರು. ಎಲ್ಲೆಲ್ಲೂ ಹರ್ಷ ಆನಂದ ಉಕ್ಕುತ್ತಿತ್ತು. ಆಚೆ ನಿಂತು ನಾವೆಲ್ಲ ಬಹಳ ಹೊತ್ತು ಮಾತನಾಡಿದೆವು. ನಮ್ಮ ಆ ಮಾತುಕತೆಗಳೆಲ್ಲ ಪ್ರಾಮಾಣಿಕವಾಗಿದ್ದವು. ನಾವು ಈಗ ಮಾತುತ್ತಿರುವುದಕ್ಕಿಂತ ಇನ್ನೂ ಹೆಚ್ಚಿನ ಕೆಲಸ ಮಾಡಬಹುದು, ನಮ್ಮಂತಹವರ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು, ನಮ್ಮ ಶಾಲೆಯ ವಾರ್ಷಿಕ ದಿನಾಚರಣೆಯ ದಿನ ಯಾವ ಹಾಡುಗಳನ್ನು ಹಾಡಿಸಬೇಕು ಎಂದುಕೊಳ್ಳುವುದಕ್ಕಿಂತ ಇನ್ನೂ ಮುಖ್ಯವಾದದ್ದನ್ನು ನಾವು ಮಾಡಬಹುದು ಎಂದೆಲ್ಲ ಆ ಮಾತುಕತೆ ಹರಿಯಿತು. ಹಾಗೆಯೇ ಬಹಳ ಹೊತ್ತು ಹೊರಗೆ ನಿಂತು ಮಾತನಾಡಿದ ಮೇಲೆ ಅಲ್ಲಿದ್ದ ವಿದ್ಯಾರ್ಥಿಗಳು ಒಬ್ಬೊಬ್ಬರಾಗಿ ನನ್ನ ಕೈ ಕುಲುಕಿ ತಮ್ಮ ರೂಮುಗಳತ್ತ ಹೋಗಲಾರಂಭಿಸಿದರು. ಅವರೆಲ್ಲರೂ ಹೋದ ನಂತರ ನಾನು ನನ್ನ ರೂಮಿನ ಕಡೆ ನಡೆಯಲಾರಂಭಿಸಿದೆ. ದಾರಿಯಲ್ಲಿ ಹೋಗುತ್ತಿರುವಾಗ ಇದ್ದಕ್ಕಿದ್ದಂತೆ ನಾಲ್ಕು ಜನ ನನ್ನನ್ನು ಸುತ್ತುವರೆದು ಬಿಟ್ಟರು. ಅವರಲ್ಲಿ ಶಿಬಿರದ ನಿರ್ದೇಶಕರು ಒಬ್ಬರಾಗಿದ್ದರು. ನನ್ನನ್ನು ಈ ಕೂಡಲೇ ಕೆಲಸದಿಂದ ತೆಗೆದುಹಾಕಿದ್ದೇನಂತಲೂ, ತಕ್ಷಣವೇ ಅಲ್ಲಿಂದ ಜಾಗ ಖಾಲಿ ಮಾಡಿಕೊಂಡು ಹೋಗುವಂತೆಯೂ ನನಗೆ ಅವರು ಹೇಳಿದರು. ಆ ನಾಲ್ಕು ಜನ ಬೆಂಗಾವಲಾಗಿ ನನ್ನ ಜೊತೆಯೇ ರೂಮಿಗೆ ಬಂದರು. ಒಳಗೆ ಬಂದಿದ್ದೇ ಬಾಗಿಲಿನ ಚಿಲಕ ಹಾಕಿದರು. ಕೂಡಲೇ ನನ್ನ ಬಟ್ಟೆ ಬರೆಗಳನ್ನು ಪ್ಯಾಕ್ ಮಾಡಿಕೊಳ್ಳುವಂತೆ ಆದೇಶಿಸಿದರು. ನಾನು ಒಂದು ಫೋನ್ ಕರೆ ಮಾಡಬೇಕೆಂದರೂ ಅವಕಾಶ ಕೊಡಲಿಲ್ಲ. ಯಾರಿಗಾದರೂ ಸಂದೇಶ ಬಿಡುತ್ತೇನೆ ಎಂದರೆ ಅದಕ್ಕೂ ಅವಕಾಶ ಕೊಡಲಿಲ್ಲ. ನನ್ನ ಗುಂಪಿನಲ್ಲಿದ್ದ ಕೆಲವು ವಿದ್ಯಾರ್ಥಿಗಳಿಗೆ ನನ್ನ ಒಂದೆರಡು ಸ್ವಂತ ಪುಸ್ತಕಗಳನ್ನು ಕೊಟ್ಟಿದ್ದೇನೆ, ಅದನ್ನು ವಾಪಸ್ಸು ತೆಗೆದುಕೊಳ್ಳಬೇಕು ಎಂದು ಹೇಳಿದರೂ ಅವರದನ್ನು ಕಿವಿಯ ಮೇಲೆಯೇ ಹಾಕಿಕೊಳ್ಳಲಿಲ್ಲ. ನನ್ನ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡಾದ ಮೇಲೆ ನನ್ನನ್ನು ಅಲ್ಲಿಂದ ನೇರವಾಗಿ ಪಾರ್ಕಿಂಗ್ ಜಾಗಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಆಗಲೇ ಸಿದ್ಧವಾಗಿ ನಿಂತಿದ್ದ ಕಾರೊಂದರ ಹಿಂಭಾಗದಲ್ಲಿ ನನ್ನನ್ನು ಕೂರಿಸಿದರು. ಬಹುಶಃ ಯಾರಾದರೂ ನೋಡುತ್ತಾರೆ ಎಂತಲೋ ಏನೋ, ಹೆಡ್ಲೈಟ್ಗಳನ್ನು ಸಹ ಹಾಕದೆ ಆ ಕಾರಿನ ಚಾಲಕ ಪಾರ್ಕಿಂಗ್ ಸ್ಥಳದಿಂದ ಹೊರಹೊರಟ. ವಿಶ್ವವಿದ್ಯಾಲಯದ ಕ್ಯಾಂಪಸ್ನಿಂದ ಸುಮಾರು 20 ಮೈಲುಗಳ ದೂರ ಬಂದ ಮೇಲೆ ಅಲ್ಲೆಲ್ಲಿಯೋ ಇದ್ದ ಒಂದು ಬಸ್ ನಿಲ್ದಾಣದಲ್ಲಿ ನನ್ನನ್ನು ಇಳಿಸಿದರು. ಆ ಬಸ್ ನಿಲ್ದಾಣದಲ್ಲಿ ಕೂರಲು ಬೆಂಚೊಂದು ಮಾತ್ರ ಇತ್ತು. ಆಗ ರಾತ್ರಿ 9:30. ರಸ್ತೆಯಲ್ಲಿ ಹೋಗುತ್ತಿದ್ದ ಕಾರುಗಳ ಹೆಡ್ಲೈಟ್ಗಳಿಂದ ತೂರಿ ಬರುತ್ತಿದ್ದ ಬೆಳಕನ್ನೇ ನೋಡುತ್ತಾ ಕತ್ತಲಲ್ಲಿ ಒಬ್ಬನೇ ಕುಳಿತಿದ್ದೆ. ನನಗಾಗ 18 ವರ್ಷ ವಯಸ್ಸು ಮತ್ತು ನಾನು ಆಗತಾನೆ ಏನೋ ಒಂದು ಹೊಸ ಪಾಠವನ್ನು ಕಲಿತಿದ್ದೆ. ನಾವು ಪ್ರಾಮಾಣಿಕವಾಗಿ ತೆರೆದ ಮನಸ್ಸಿನಿಂದ ಇರಲು ತೀರ್ಮಾನಿಸಿದ್ದೆ ಅಂದು ನನ್ನ ಮತ್ತು ಆ ವಿದ್ಯಾರ್ಥಿಗಳ ನಡುವೆ ಪರಸ್ಪರ ವಿಶ್ವಾಸ ಮೂಡುವಂತಹ ಒಂದು ಸಂಬಂಧ ಏರ್ಪಡಲು ಮುಖ್ಯ ಕಾರಣ ಎನ್ನುವುದೇ ನಾನು ಅಂದು ಕಲಿತ ಪಾಠ. ನಾವು ತೋರಿಕೆಯ ನಟನೆಯನ್ನು ನಿಲ್ಲಿಸಿ ನೈಜವಾಗಿ ಮಾತನಾಡಲು ಆರಂಭಿಸಿದ್ದೆವು. ನಮ್ಮ ಆ ಪ್ರಾಮಾಣಿಕತೆ ಮತ್ತು ಮುಕ್ತತೆ ತೋರಿಕೆಯ ನಟನೆಯೇ ಮುಂದುವರಿಯಬೇಕು ಎಂದು ಆಶಿಸಿದ್ದ ದೊಡ್ಡವರಲ್ಲಿ ಭಯವನ್ನುಂಟು ಮಾಡಿತು. ನಾನು ಏನು ಹೇಳಿದೆ ಅದು ನನ್ನನ್ನು ದುರ್ಬಲನನ್ನಾಗಿ ಮಾಡಿತು. ನನ್ನನ್ನು ಅಕ್ಷರಶಃ ಊರಿನಿಂದ ಓಡಿಸುವಂತೆ ಮಾಡಿತು. ಆದರೆ ನಾನು ಅದಕ್ಕೆ ವಿಷಾದ ಪಡಲಿಲ್ಲ. ನಾನು ಮತ್ತು ಆ ವಿದ್ಯಾರ್ಥಿಗಳು ಪರಸ್ಪರ ಸಂಪರ್ಕ ಬೆಳೆಸಿಕೊಂಡು ಕಳೆದ ಆ ಸಣ್ಣ ಅವಧಿ ನಿಜಕ್ಕೂ ಅಭೂತಪೂರ್ವವಾಗಿತ್ತು. ಮಹಾನ್ ವ್ಯಕ್ತಿಗಳ ಬಗ್ಗೆ ಯೋಚಿಸಿದಾಗೆಲ್ಲ ನಾನು ಅವರ ಪ್ರಾಮಾಣಿಕತೆ ಮತ್ತು ತೆರೆದ ಮನಸ್ಸಿನ ಬಗ್ಗೆ ಯೋಚಿಸುತ್ತೇನೆ. ಅವರ ಪ್ರಾಮಾಣಿಕತೆ ಮತ್ತು ನೇರವಂತಿಕೆಯೇ ನನಗೆ ಅವರನ್ನು ಮೆಚ್ಚಲು ಮತ್ತು ನಂಬಲು ಸುಲಭ ಸಾಧ್ಯವಾಗಿಸುತ್ತದೆ. ಜಾರ್ಜ್ ವಾಷಿಂಗ್ಟನ್ನಿನ ಪ್ರಾಮಾಣಿಕತೆಯ ಬಗ್ಗೆ ಅನೇಕ ದಂತಕಥೆಗಳೇ ಇವೆ. ಹಾಗೆಯೇ ಅಬ್ರಹಾಂ ಲಿಂಕನ್ನನ್ನು ಹಾನೆಸ್ಟ್ ಏಬ್ ಅಂದರೆ ಪ್ರಾಮಾಣಿಕ ಅಬ್ರಹಾಂ ಎಂದೇ ಅನ್ನುತ್ತಿದ್ದರು. ಅಮೆರಿಕದ ಇನ್ನೊಬ್ಬ ರಾಷ್ಟ್ರಾಧ್ಯಕ್ಷ ಹ್ಯಾರಿ ಟ್ರೂಮನ್ನಲ್ಲಿ ನಾವು ಮೆಚ್ಚುವ ಅತಿದೊಡ್ಡ ಗುಣವೆಂದರೆ ಇದ್ದದ್ದನ್ನು ಇದ್ದಂತೆ ಹೇಳುತ್ತಿದ್ದ ಆತನ ನೇರವಂತಿಕೆ. ನಾವು ಪರಸ್ಪರರೊಂದಿಗೆ ಪ್ರಾಮಾಣಿಕವಾಗಿ ಮತ್ತು ಮುಕ್ತವಾಗಿ ಇದ್ದಾಗ ದೃಢವಾದ ಸಂಬಂಧಗಳನ್ನು ಕಟ್ಟಬಹುದು. ಹಾಗಿದ್ದಾಗ ನಮ್ಮ ನಮ್ಮ ನಿಲುವುಗಳೇನು ಎನ್ನುವುದು ನಮಗೆ ಗೊತ್ತಿರುತ್ತದೆ. ಪರಸ್ಪರರ ಅವಶ್ಯಕತೆಗಳನ್ನು ಪೂರೈಸುವುದು ಹೇಗೆ ಮತ್ತು ಪರಸ್ಪರರ ಕನಸುಗಳನ್ನು ನನಸು ಮಾಡುವುದು ಹೇಗೆ ಎನ್ನುವುದು ನಮಗೆ ಗೊತ್ತಿರುತ್ತದೆ. ಅದಿಲ್ಲದಿದ್ದರೆ ನಾವು ತಪ್ಪುಗಳನ್ನು ಮಾಡುತ್ತೇವೆ. ನಮಗೆ ಗೊತ್ತಿಲ್ಲದೆ ನಮ್ಮನ್ನು ನಾವೇ ಗಾಸಿ ಮಾಡಿಕೊಳ್ಳುತ್ತೇವೆ ಹಾಗೂ ಇತರರನ್ನೂ ಗಾಸಿ ಮಾಡುತ್ತೇವೆ. ಕೌಟುಂಬಿಕ ಜೀವನದಲ್ಲಿ ಮತ್ತು ಹಾಗೆಯೇ ಸಂಘ ಸಂಸ್ಥೆಗಳ ಸೇವಾ ಜೀವನದಲ್ಲಿಯೂ ಅತ್ಯಂತ ಮುಖ್ಯವಾದ ವಿಷಯ ಏನೆಂದರೆ ನಂಬಿಕೆ ಮತ್ತು ವಿಶ್ವಾಸ. ನಿಮ್ಮ ಭಾವನೆಗಳನ್ನು, ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಕನಸುಗಳನ್ನು, ನಿಮ್ಮ ಭಯಗಳನ್ನು ಮುಚ್ಚಿಟ್ಟುಕೊಳ್ಳುವುದರ ಮೂಲಕ ನೀವು ನಂಬಿಕೆಯನ್ನು ಕಟ್ಟಲಾಗುವುದಿಲ್ಲ. ಅವೆಲ್ಲವನ್ನೂ ಹಂಚಿಕೊಳ್ಳುವುದರಿಂದ, ಪ್ರಾಮಾಣಿಕವಾಗಿ ಮುಕ್ತವಾಗಿ ಇರುವುದರಿಂದ ನೀವು ನಂಬಿಕೆಯನ್ನು ಕಟ್ಟಿ ಬೆಳೆಸುತ್ತೀರಿ. ನಿಮ್ಮ ಸಂಬಂಧಗಳಲ್ಲಿ, ತಂಡದಲ್ಲಿ, ಸಂಸ್ಥೆಯಲ್ಲಿ ಹಾಗೂ ಸಮುದಾಯದಲ್ಲಿ ನೀವು ಯಶಸ್ವಿಯಾಗಬೇಕಾದರೆ ನಂಬಿಕೆಯನ್ನು ಬೆಳೆಸುವುದು ನೀವು ಮಾಡಲೇಬೇಕಾದ ಕೆಲಸ. ಅದಿಲ್ಲದೆ ನೀವು ಯಶಸ್ವಿಯಾಗಲಾರಿರಿ. ಹೌದು, ಜಾಣ್ಮೆಯಿಂದ ಇರಬೇಕಾದದ್ದು ಬಹಳ ಮುಖ್ಯವೇ. ಕೆಲವೊಂದು ವಿಷಯಗಳನ್ನು ಹೇಳುವುದಕ್ಕೆ ಸಮಯ ಸಂದರ್ಭ ಇರುತ್ತದೆ. ಹಾಗೆಯೇ ಯಾವ ಸಮಯದಲ್ಲಿಯೂ ಹೇಳಲೇಬಾರದ ಕೆಲವೊಂದು ವಿಷಯಗಳೂ ಇರುತ್ತವೆ. ಅಂತರಂಗದಲ್ಲಿ ಹೇಳಿದ ಕೆಲವೊಂದು ವಿಷಯಗಳ ಗೋಪ್ಯತೆ ಉಳಿಸಿಕೊಳ್ಳುವುದು ವಿಶ್ವಾಸಪೂರ್ವಕ ಸಂಬಂಧದಲ್ಲಿ ಬಹಳ ಮುಖ್ಯವಾದ ಭಾಗ. ಕೆಲವನ್ನು ಕೇವಲ ಒಬ್ಬರಲ್ಲಿ ಮತ್ತೆ ಕೆಲವನ್ನು ಕೇವಲ ಕೆಲವೇ ಜನರಲ್ಲಿ ಹಂಚಿಕೊಳ್ಳಲು ಮಾತ್ರ ಅವು ಯೋಗ್ಯವಾಗಿರುತ್ತವೆ. ಆದರೆ ನಿಮ್ಮ ಬಹಳಷ್ಟು ದೈನಂದಿನ ವಿಷಯಗಳಲ್ಲಿ ಪ್ರಾಮಾಣಿಕವಾಗಿ ಮತ್ತು ಮುಕ್ತವಾಗಿ ಇರಲು ಜಾಣ್ಮೆ ಮತ್ತು ಗೋಪ್ಯತೆಗಳು ಯಾವುದೇ ಅಡ್ಡಿ ಮಾಡುವುದಿಲ್ಲ. ಹೌದು, ಪ್ರಾಮಾಣಿಕತೆ ಮತ್ತು ಮುಕ್ತತೆ ನಿಮ್ಮನ್ನು ದುರ್ಬಲರನ್ನಾಗಿ ಮಾಡುತ್ತದೆ ಎನ್ನುವುದೇನೋ ನಿಜ. ನೀವು ಹಾಗೆ ಮುಕ್ತವಾಗಿ ಇದ್ದಾಗ ನಿಮಗೆ ಗಾಸಿ ಮಾಡುವುದು ಹೇಗೆ ಮತ್ತು ನಿಮ್ಮ ಮೇಲೆ ಹೇಗೆ ದಾಳಿ ಮಾಡಿದರೆ ಅದು ಪರಿಣಾಮಕಾರಿಯಾಗಿರುತ್ತದೆ ಎಂದು ಜನರಿಗೆ ಸುಲಭವಾಗಿ ಗೊತ್ತಾಗಿಬಿಡುತ್ತದೆ. ನಿಮ್ಮ ರಕ್ಷಣಾ ವಲಯದಿಂದ ಹೊರಬಂದ ತಕ್ಷಣ ನಿಮಗೆ ರಕ್ಷಣೆ ಇಲ್ಲವಾಗಿ ಬಿಡುತ್ತದೆ. ಇದು ನಿಮ್ಮ ಅನ್ಯೋನ್ಯ ಸಂಬಂಧಗಳಲ್ಲಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರ ಗುಂಪುಗಳಲ್ಲಿಯೂ, ನೀವು ಕೆಲಸ ಮಾಡುವ ಸಂಸ್ಥೆಗಳ ವಿಷಯದಲ್ಲಿಯೂ ನಿಜ. ಆದರೆ ಇಂತಹ ದುರ್ಬಲತೆಯೂ ಒಳ್ಳೆಯದೆ. ನೀವು ದುರ್ಬಲವಾಗಿದ್ದಾಗ ಜನರೊಂದಿಗೆ ಸಂಬಂಧ ಬೆಳೆಸಿಕೊಳ್ಳುವುದು ಸುಲಭವಾಗುತ್ತದೆ. ಅವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು, ಅವರಿಂದ ಕಲಿಯಲು ಸುಲಭವಾಗುತ್ತದೆ. ಅದೇ ರೀತಿ ಅವರಿಗೂ ಸಹ ನಿಮ್ಮೊಂದಿಗೆ ಸಂಬಂಧ ಏರ್ಪಡಿಸಿಕೊಳ್ಳುವುದು ಸುಲಭವಾಗುತ್ತದೆ. ಈ ದುರ್ಬಲತೆ ಹೊಸ ಸಂಬಂಧಗಳಿಗೆ, ಹೊಸ ಅವಕಾಶಗಳಿಗೆ, ಹೊಸ ದಾರಿಗಳಿಗೆ, ಹೊಸ ಬದುಕಿಗೆ, ಹಾಗೆಯೇ ಜೊತೆಯಾಗಿ ಕೂಡಿ ಕೆಲಸ ಮಾಡುವುದಕ್ಕೆ ಬಾಗಿಲು ತೆರೆಯುತ್ತದೆ. ಸಂಘರ್ಷದಿಂದ ಕೂಡಿದ ಈ ಪ್ರಪಂಚ ನಾವು ನಮ್ಮ ರಕ್ಷಣಾ ವಲಯವನ್ನು ಭದ್ರಪಡಿಸಿಕೊಂಡು ಕವಚಧಾರಿಗಳಾಗಿ ಓಡಾಡಲು ಪ್ರಲೋಭಿಸುತ್ತದೆ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಒಂದು ನಿರ್ದಿಷ್ಟ ಅಳತೆಯಲ್ಲಿ ಹಿಡಿದಿಟ್ಟುಕೊಳ್ಳುವುದರ ಮೂಲಕ ಕವಚ ನಿಮ್ಮನ್ನು ರಕ್ಷಿಸುತ್ತದೆ. ಆ ಕವಚ ಎಷ್ಟು ದೊಡ್ಡದಿದೆಯೋ ಅಷ್ಟು ಮಾತ್ರ ನೀವು ಬೆಳೆಯಲು ಸಾಧ್ಯ. ಇನ್ನೂ ಬೆಳೆಯಬೇಕೆಂದರೆ ನೀವು ಆ ರಕ್ಷಣಾ ಕವಚದಿಂದ ಹೊರಬರಲೇಬೇಕು. ಆ ರಕ್ಷಣಾ ಕವಚದಿಂದ ಹೊರಬಂದ ತಕ್ಷಣ ಮತ್ತೆ ನೀವು ದುರ್ಬಲರಾಗಿ ಬಿಡುತ್ತೀರಾ. ಆದರೆ ಆ ಅಸುರಕ್ಷಿತೆಯ ಜೊತೆ ಜೊತೆಗೆ ಬೆಳೆಯುವ ಸ್ವಾತಂತ್ರ್ಯವೂ ಬರುತ್ತದೆ. ನೀವು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಬೆಳೆಯುತ್ತಾ ಹೋದಂತೆ ನಿಮಗೆ ಆ ರಕ್ಷಣಾ ಕವಚದ ಅವಶ್ಯಕತೆ ಇಲ್ಲ ಎಂದು ತಿಳಿಯುತ್ತಾ ಹೋಗುತ್ತದೆ. ನಿಮಗೆ ತಾಕತ್ತು ನಿಮ್ಮ ಒಳಗಿನಿಂದಲೇ ಬರುತ್ತದೆ. ಹಾಗಾಗಿ ಪ್ರಾಮಾಣಿಕವಾಗಿ ಮತ್ತು ಮುಕ್ತವಾಗಿ ಇರಲು ನಿಮ್ಮ ಕೈಯಲ್ಲಿ ಎಷ್ಟೆಲ್ಲಾ ಸಾಧ್ಯವೋ ಅಷ್ಟೆಲ್ಲಾ ಮಾಡಿ. ಅದು ನಿಮ್ಮನ್ನು ದುರ್ಬಲರನ್ನಾಗಿ ಮಾಡುತ್ತದೆ. ಆದರೆ ಆ ದುರ್ಬಲತೆಯೇ ನೀವು ಇತರರೊಂದಿಗೆ ಬೆರೆಯಲು ಹಾಗೂ ವೈಯಕ್ತಿಕವಾಗಿ ಮತ್ತು ವೃತ್ತಿಯಲ್ಲಿ ಬೆಳೆಯಲು ಸಹಾಯ ಮಾಡುತ್ತದೆ. ನಿಮ್ಮ ಕವಚದಿಂದ ಹೊರಬನ್ನಿ. ಪ್ರಾಮಾಣಿಕವಾಗಿ ಮುಕ್ತವಾಗಿ ಇರುವುದರಿಂದ ಹುಟ್ಟುವ ಅರ್ಥ ಮತ್ತು ಸಂತೃಪ್ತಿಯನ್ನು ಆನಂದಿಸಿ. ಪ್ರಾಮಾಣಿಕತೆ ಮತ್ತು ಮುಕ್ತ ಮನಸ್ಸು ನಿಮ್ಮನ್ನು ದುರ್ಬಲರನ್ನಾಗಿ ಮಾಡುತ್ತದೆ. ಏನೇ ಆಗಲಿ, ಪ್ರಾಮಾಣಿಕರಾಗಿ ಮುಕ್ತ ಮನಸ್ಸಿನಿಂದ ಇರಿ. ಅಧ್ಯಾಯ 7. ಅತ್ಯುನ್ನತವಾದ ದೊಡ್ಡ ದೊಡ್ಡ ಆಲೋಚನೆಗಳ ಉನ್ನತ ಮನುಷ್ಯರನ್ನು ಕೀಳು ಆಲೋಚನೆಗಳ ಸಣ್ಣ ಜನರು ಹೊಡೆದುರುಳಿಸಬಹುದು, ಆದರೂ ದೊಡ್ಡದಾಗಿಯೇ ಆಲೋಚಿಸಿ. ಸಾಕ್ರಟಿಸ್, ಗೆಲಿಲಿಯೋ, ಕೊಲಂಬಸ್, ಲಿಂಕನ್, ಸೂಸಾನ್ ಬಿ ಆಂಥನಿ, ಗಾಂಧಿ, ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್, ನಮ್ಮ ಇತಿಹಾಸದ ಪುಸ್ತಕಗಳು ಉನ್ನತವಾದ ವಿಚಾರಗಳನ್ನು ಆಲೋಚನೆಗಳನ್ನು ಹೊಂದಿದ್ದ ಉನ್ನತ ಮನುಷ್ಯರ ಕಥೆಗಳಿಂದ ಕೂಡಿದೆ. ಆ ಎಷ್ಟೋ ಜನ ಉನ್ನತ ಮನುಷ್ಯರನ್ನು ಸಣ್ಣ ಮನುಷ್ಯರು ಸಾಂಕೇತಿಕವಾಗಿ ಮತ್ತೆ ಕೆಲವೊಮ್ಮೆ ಅಕ್ಷರಶಃ ಗುಂಡು ಹೊಡೆದು ಉರುಳಿಸಿದ್ದಾರೆ. ಈ ಸಣ್ಣ ಜನರು ಆ ದೊಡ್ಡವರನ್ನು ನೋಡಿ ನಕ್ಕಿದ್ದಾರೆ, ಕಾರಾಗೃಹದಲ್ಲಿ ಕೂಡಿ ಹಾಕಿದ್ದಾರೆ, ಗುಂಡು ಹಾರಿಸಿಕೊಂಡಿದ್ದಾರೆ. ಮುಕ್ತವಾಗಿ ಆಲೋಚಿಸಿ ಸಮಸ್ಯೆಗಳಿಗೆ ಹೊಸ ರೀತಿಯ ಪರಿಹಾರಗಳನ್ನು ಹುಡುಕಬಲ್ಲ, ಅವಕಾಶಗಳನ್ನು ಬಳಸಿಕೊಳ್ಳಬಲ್ಲ ಉದಾರಿಗಳಾದ, ನೀತಿವಂತ ಹಾಗೂ ಬದ್ಧತೆಯುಳ್ಳ ದೊಡ್ಡ ಮನುಷ್ಯರು ಈ ಪ್ರಪಂಚಕ್ಕೆ ಬೇಕು. ದೊಡ್ಡ ದೊಡ್ಡ ವಿಚಾರಗಳು, ಅದರಲ್ಲೂ ಪರಿಸ್ಥಿತಿಯನ್ನು ಸುಧಾರಿಸುವ ಹೊಸ ಹೊಸ ಆವಿಷ್ಕಾರಗಳಿಗೆ ದಾರಿ ತೋರಬಲ್ಲ, ಹೊಸ ದೃಷ್ಟಿಕೋನವನ್ನು ಪ್ರಚೋದಿಸಬಲ್ಲ ವಿಚಾರಗಳು ಈ ಪ್ರಪಂಚಕ್ಕೆ ಬೇಕು. ನಮ್ಮಲ್ಲಿ ಮಹಾನ್ ಎನ್ನಬಹುದಾದ ಸಮಸ್ಯೆಗಳಿವೆ, ಹಾಗಾಗಿ ನಮಗೆ ಮಹಾನ್ ಆದ ಪರಿಹಾರಗಳು ಬೇಕು. ಯಥಾಸ್ಥಿತಿಯಿಂದ ಆಚೆಗೆ ಉತ್ತಮವಾದ ಪ್ರಪಂಚವನ್ನು ಕಾಣಬಲ್ಲ ದೂರದೃಷ್ಟಿಯುಳ್ಳ ಜನ ನಮಗೆ ಬೇಕು. ಆದರೆ ಈ ದೊಡ್ಡ ದೊಡ್ಡ ವಿಚಾರಗಳುಳ್ಳ ಉನ್ನತ ಮನುಷ್ಯರು ಸಣ್ಣ ಮನಸ್ಸಿನ ಕೀಳು ಜನರಿಗೆ ಅಪಾಯಕಾರಿ. ಸಣ್ಣ ಮನುಷ್ಯ ಎಂದರೆ ಯಾವುದೋ ಒಂದು ಸಣ್ಣ ಹುದ್ದೆಯಲ್ಲಿರುವ ಅಥವಾ ಸಣ್ಣ ಪದವಿಯಲ್ಲಿರುವ ಅಥವಾ ಹೆಚ್ಚೇನೂ ವಿದ್ಯಾಭ್ಯಾಸವಿಲ್ಲದ ಅಥವಾ ಶ್ರೀಮಂತನಲ್ಲದ ಮನುಷ್ಯ ಎಂದೇನೂ ಅಲ್ಲ. ಈ ಸಣ್ಣ ಮನುಷ್ಯ ಬಹಳಷ್ಟು ಸಲ ಒಳ್ಳೆಯ ಮನುಷ್ಯನೇ ಆಗಿರುತ್ತಾನೆ. ಸಂಸ್ಥೆಗೆ ಕಷ್ಟಪಟ್ಟು ದುಡಿಯುವ ನಿಯತ್ತಿನ ಮನುಷ್ಯನೂ, ತನ್ನ ಸಹೋದ್ಯೋಗಿಗಳಿಗೆ ಒಳ್ಳೆಯ ಸ್ನೇಹಿತನೂ ಆಗಿರಬಹುದಾತ. ಒಬ್ಬ ಮನುಷ್ಯನನ್ನು ಸಣ್ಣ ಮನುಷ್ಯನನ್ನಾಗಿ ಮಾಡುವ ವಿಷಯ ಏನೆಂದರೆ ಜೀವನವನ್ನು ಸಂಕುಚಿತ ದೃಷ್ಟಿಕೋನದಿಂದ ನೋಡುವ ಆತನ ಗುಣ. ತನ್ನ ಸ್ವಂತ ಜೀವನಕ್ಕಿಂತ ಅಥವಾ ತನ್ನ ಸಂಸ್ಥೆಗಿಂತ ಅಥವಾ ತಾನಿರುವ ಸ್ಥಳ ಮತ್ತು ಕಾಲಮಾನಕ್ಕಿಂತ ಆಚೆ ಆತ ನೋಡಲಾರ. ಅವನು ತನ್ನ ದೈನಂದಿನ ಕಾರ್ಯಕ್ರಮಕ್ಕೆ ರೂಢಿಯಾಗಿ ಬಿಟ್ಟಿರುತ್ತಾನೆ ಮತ್ತು ಅದನ್ನು ಬದಲಾಯಿಸಲು ಸ್ವಲ್ಪವೂ ಇಷ್ಟಪಡುವುದಿಲ್ಲ. ಯಾವುದು ಹೇಗೆ ನಡೆಯುತ್ತಿರುತ್ತದೆಯೋ ಅದೇ ಪರಿಕ್ರಮಕ್ಕೆ ಆತ ಅಂಟಿಕೊಂಡು ಬಿಟ್ಟಿರುತ್ತಾನೆ. ಆದರೆ ಅದು ಯಾಕೆ ಹೀಗೆ ಇದೆ ಎಂದು ಯೋಚಿಸುವುದಿಲ್ಲ. ಪ್ರತಿಯೊಂದು ಕ್ರಮಬದ್ಧವಾಗಿಯೇ ನಡೆಯಬೇಕು, ಎಲ್ಲಾ ಅರ್ಜಿಗಳು ತ್ರಿಪ್ರತಿಗಳಾಗಿರಬೇಕು ಎನ್ನುವಂತಹ ಅಭ್ಯಾಸ ಬಲದ ಸಾಧಾರಣ ಆಲೋಚನಾ ಕ್ರಮ ಅವನದು. ಇನ್ನೇನು ಮಾಡಿದರೆ ನಾವು ಈಗ ಮಾಡುತ್ತಿರುವುದಕ್ಕಿಂತ ಉತ್ತಮವಾಗಿ ಮಾಡಬಹುದು ಎಂಬ ಆಲೋಚನೆಯೇ ಬೇಕಾಗಿಲ್ಲ ಅವನಿಗೆ. ಯಾಕೆಂದರೆ ಹಾಗೇನಾದರೂ ಮಾಡಿದರೆ ಅವನ ಕೆಲಸ ಕಾರ್ಯಗಳು ಈಗ ಮಾಡುತ್ತಿರುವುದಕ್ಕಿಂತ ಬೇರೆ ತರಹ ಇರುತ್ತವೆ. ಹಾಗಾಗಿ ಅಂತಹ ಹೊಸ ಪ್ರಯತ್ನವನ್ನು, ಬದಲಾವಣೆಯನ್ನು ಆತ ಇಷ್ಟಪಡುವುದೇ ಇಲ್ಲ. ಈ ಸಣ್ಣ ಮನುಷ್ಯ ಬಹಳಷ್ಟು ಸಲ ತನ್ನ ಬಲದ, ತನ್ನ ಪರಿಮಿತಿಯ ಅಥವಾ ತನ್ನ ಅನುಕೂಲದ ದೃಷ್ಟಿಯಿಂದಷ್ಟೇ ನೋಡುತ್ತಾನೆ. ಅಷ್ಟೇ ಅಲ್ಲ, ಯಾವುದು ತನಗೆ ಒಳ್ಳೆಯದು ಎನ್ನಿಸುತ್ತದೋ ಅದೇ ತನ್ನ ಕುಟುಂಬಕ್ಕೂ ಅಥವಾ ತನ್ನ ಸಂಸ್ಥೆಗೂ ಅಥವಾ ತನ್ನ ಸಮುದಾಯಕ್ಕೂ ಒಳ್ಳೆಯದು ಎಂದುಕೊಂಡು ಬಿಡುತ್ತಾನೆ. ಈ ಸಣ್ಣ ಮನುಷ್ಯನ ಜೀವನ ತನ್ನ ತತ್ಕ್ಷಣದ ಬೇಕು ಬೇಡಗಳಿಗಿಂತ, ಧೈರ್ಯಾಧೈರ್ಯಗಳಿಗಿಂತ ದೊಡ್ಡದಾಗಿರುವುದಿಲ್ಲ. ಒಂದಂತೂ ನಿಶ್ಚಿತ, ಸಣ್ಣ ವಿಚಾರಗಳ ಸಣ್ಣ ಮನುಷ್ಯ ನಮ್ಮನ್ನು ಹೊಸ ಹಿರಿಮೆಯ ಎತ್ತರಗಳಿಗೆ ಅಥವಾ ಉತ್ತಮ ಜೀವನಕ್ಕೆ ಕರೆದೊಯ್ಯಲಾರ. ಈ ಪ್ರಪಂಚದಲ್ಲಿ ದೊಡ್ಡ ಮನುಷ್ಯರಿಗಿಂತ ನೂರಾರು ಪಟ್ಟು ಹೆಚ್ಚು ಸಣ್ಣ ಮನುಷ್ಯರಿದ್ದಾರೆ. ಎಲ್ಲಿ ನೋಡಿದರಲ್ಲಿ, ಸಮಾಜದ ಪ್ರತಿಯೊಂದು ಸ್ತರದಲ್ಲಿ, ಎಲ್ಲಾ ತರಹದ ವ್ಯವಹಾರಗಳಲ್ಲಿ, ಉದ್ದಿಮೆಗಳಲ್ಲಿ, ಸರ್ಕಾರಿ ಇಲಾಖೆಗಳಲ್ಲಿ, ಸರ್ಕಾರೇತರ ಸಂಘ ಸಂಸ್ಥೆಗಳಲ್ಲಿ ಎಲ್ಲೆಲ್ಲೂ ಅವರೇ ಇದ್ದಾರೆ. ಅವರು ಎಲ್ಲೆಲ್ಲಿ ಇದ್ದಾರೋ ಅಲ್ಲೆಲ್ಲಾ ದೂರದೃಷ್ಟಿಯುಳ್ಳ, ದೊಡ್ಡ ದೊಡ್ಡ ಕನಸುಗಳುಳ್ಳ, ಉತ್ತಮ ದೃಷ್ಟಿಕೋನವುಳ್ಳ ದೊಡ್ಡ ಜನರನ್ನು ತುಳಿಯಲು ತಮ್ಮ ಕೈಲಾದದ್ದನ್ನೆಲ್ಲ ಮಾಡುತ್ತಾರೆ. ಇದು ವಿಷಾದನೀಯ. ಯಾಕೆಂದರೆ ಈ ಸಣ್ಣ ಮನುಷ್ಯರೂ ಸೇರಿದಂತೆ ನಾವೆಲ್ಲರೂ ಅಂತಿಮವಾಗಿ ಆ ದೊಡ್ಡ ಮನುಷ್ಯರ ಉನ್ನತ ಆಲೋಚನೆಗಳಿಂದ ಲಾಭ ಪಡೆಯುತ್ತೇವೆ. ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದಾಗ, ಬಿಕ್ಕಟ್ಟುಗಳು ಸಡಿಲಗೊಂಡಾಗ, ಹೊಸ ಉತ್ಪನ್ನಗಳು ಆವಿಷ್ಕಾರವಾದಾಗ, ಹೊಸ ರೀತಿಯಲ್ಲಿ ಜೀವನವನ್ನು ಜೀವಿಸುವುದು ಕಂಡುಕೊಂಡಾಗ ಅದರ ಪ್ರಯೋಜನಗಳು ನಮಗೆಲ್ಲರಿಗೂ ಲಭಿಸುತ್ತವೆ. ಉನ್ನತವಾದ ದೂರದೃಷ್ಟಿ, ಒಂದು ದೊಡ್ಡ ಕನಸು, ಒಳ್ಳೆಯ ದೃಷ್ಟಿಕೋನ ಅನೇಕ ಹೊಸ ಅವಕಾಶಗಳಿಗೆ ಬಾಗಿಲು ತೆರೆದಾಗ ಮತ್ತು ಹೊಸದಾದ ಅಪೇಕ್ಷಣೀಯ ಫಲಿತಾಂಶಗಳನ್ನು ಒದಗಿಸಿದಾಗ ಅದರಿಂದ ಸಮಾಜದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತದೆ. ಆದರೆ ಈ ಸಣ್ಣ ಮನುಷ್ಯರು ಅದರಿಂದ ಬರುವ ವಿಶಾಲವಾದ ಸಮಷ್ಟಿಯ ಹಿತವನ್ನು ಕಾಣಲಾರರು. ಅವರು ಈಗ ತಮಗೆ ಸದ್ಯಕ್ಕಿರುವ ಸಣ್ಣ ಮಟ್ಟದ ಸೌಖ್ಯಕ್ಕೆ ಅಂಟಿಕೊಂಡು ಬಿಡುತ್ತಾರೆ. ಕೆಲವು ಉನ್ನತವಾದ ವಿಚಾರಗಳು ದೊಡ್ಡ ಮಟ್ಟದ ವೈಫಲ್ಯವನ್ನು ಕಂಡಿವೆ ಎನ್ನುವುದೇನೋ ನಿಜವೇ. ಹಲವಾರು ಉನ್ನತವಾದ ದೂರದೃಷ್ಟಿಯ ಕನಸುಗಳು ದಬಕ್ಕೆಂದು ಬೋರಲು ಬಿದ್ದು ಸೋತಿವೆ. ಆದರೆ ಎಷ್ಟೋ ಸಲ ಒಂದು ವಿಚಾರ ನಿಜವಾಗಲೂ ಯಶಸ್ವಿಯಾಗುತ್ತದೆಯೇ ಎನ್ನುವುದನ್ನು ನಾವು ಸ್ವತಃ ಪ್ರಯತ್ನಿಸದೆ ಹೇಳಲಾಗುವುದಿಲ್ಲ. ಆ ಪ್ರಯತ್ನ ಪ್ರಾಮಾಣಿಕವಾದದ್ದಾಗಿದ್ದು ಬುದ್ಧಿವಂತಿಕೆಯಿಂದ ಕೂಡಿದ್ದು ಸಾಕಷ್ಟು ಸಮಯಾವಕಾಶ ಮತ್ತು ಸಂಪನ್ಮೂಲಗಳಿಂದ ಕೂಡಿದ್ದಾಗಿರಬೇಕೇ ಹೊರತು ಸುಮ್ಮನೆ ವಲ್ಲದ ಮನಸ್ಸಿನಿಂದ ಬಲವಂತಕ್ಕೆ ಮಾಡುವ ಪ್ರಯತ್ನವಾಗಿರಬಾರದು. ಜನರಿಗೆ ಮತ್ತು ಸಂಸ್ಥೆಗಳಿಗೆ ಕನಸುಗಳಿರಬೇಕು. ನಾಯಕತ್ವದಲ್ಲಿ ಒಂದು ಮುಖ್ಯವಾದ ಕ್ರಿಯಾಂಶವೇನೆಂದರೆ ಸಂಸ್ಥೆಯ ಅಥವಾ ತಂಡದ ಉದ್ದೇಶವನ್ನು ನಿಖರವಾಗಿ ನಿರೂಪಿಸಿ ಅದನ್ನು ಸರಿಯಾಗಿ ಅಭಿವ್ಯಕ್ತಪಡಿಸುವುದು. ಆ ಉದ್ದೇಶ ಭವಿಷ್ಯದ ಬಗೆಗಿನ ಒಂದು ಯೋಜನೆಯಾಗಿರಬೇಕು. ಸಂಸ್ಥೆಯ ಮತ್ತು ಅದರಲ್ಲಿ ಪಾಲ್ಗೊಳ್ಳುವ ಜನರಿಗೆ ಭವಿಷ್ಯ ಹೇಗಿರಬಹುದು, ಹೇಗಿರಬೇಕು ಎನ್ನುವುದನ್ನು ಅದು ಸ್ಪಷ್ಟವಾಗಿ ಪ್ರತಿಪಾದಿಸಬೇಕು. ದೂರದೃಷ್ಟಿಯ ದೊಡ್ಡ ದೊಡ್ಡ ವಿಚಾರಗಳು ಸವಾಲುಗಳನ್ನು ಸ್ವೀಕರಿಸಲು ಸಿದ್ಧವಿರುವ, ಕಲಿಯಲು ಸನ್ನದ್ಧವಾಗಿರುವ, ಬೆಳೆಯಲು ಇಚ್ಛಿಸುವ, ತಮ್ಮ ಸಾಮರ್ಥ್ಯವನ್ನು ಉತ್ತಮಗೊಳಿಸಿಕೊಳ್ಳಲು ಸಿದ್ಧವಾಗಿರುವ ದೊಡ್ಡ ಮನುಷ್ಯರನ್ನು ಆಕರ್ಷಿಸುತ್ತವೆ. ಏನನ್ನಾದರೂ ಸಾಧಿಸಲು ಜನ ಇಚ್ಛಿಸುತ್ತಾರೆ. ಹಾಗಾಗಿ ತಾವು ಮಾಡುತ್ತಿರುವುದು ಒಳ್ಳೆಯದು, ಉತ್ತಮವಾದದ್ದು ಎನ್ನುವ ಭರವಸೆ ಅವರಿಗೆ ಬೇಕು. ಅದೇ ರೀತಿ ಅವರಿಗೆ ಕಣ್ಣಿಗೆ ಕಾಣಬಲ್ಲ ಗುರಿಯೂ ಇರಬೇಕು. ಸಣ್ಣ ವಿಚಾರಗಳು ನಮ್ಮಲ್ಲಿನ ಶ್ರೇಷ್ಠತೆಯನ್ನು ಹೊರತರಲಾರವು. ಆದರೆ ದೊಡ್ಡ ವಿಚಾರಗಳು ನಮ್ಮಲ್ಲಿನ ಎಲ್ಲಾ ಒಳ್ಳೆಯದನ್ನು, ಶ್ರೇಷ್ಠವಾದದ್ದನ್ನು ಹೊರತರುತ್ತವೆ. ನಾವು ಬದುಕುವ ರೀತಿಯನ್ನು ಹಾಗೂ ಪ್ರಪಂಚವನ್ನು ಬದಲಾಯಿಸಿದ ವಿಚಾರಗಳ ದೊಡ್ಡ ಪಟ್ಟಿಯೇ ಇದೆ. ಅಮೆರಿಕದ ಸ್ಥಾಪಕ ಪಿತೃಗಳು ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವ ಗಣರಾಜ್ಯದ ಕನಸು ಕಂಡರು. ಆ ಕನಸು ಪ್ರಪಂಚದ ಮೂಲೆ ಮೂಲೆಯಲ್ಲೂ ತನ್ನ ಪ್ರಭಾವ ಬೀರಿದ ರಾಷ್ಟ್ರವೊಂದಕ್ಕೆ ಜನ್ಮ ನೀಡಿತು. ಸೂಸನ್ ಬಿ ಆಂಥನಿ ಎಂಬ ಹೆಣ್ಣು ಮಗಳು ಅಮೆರಿಕದ ಸ್ತ್ರೀಯರಿಗೆ ಮತ ಚಲಾಯಿಸುವ ಹಕ್ಕು ಬರುವ ದಿನದ ಬಗ್ಗೆ ಕನಸು ಕಂಡಳು ಮತ್ತು ಸಮಾಜ ಲಿಂಗ ಸಮಾನತೆಯತ್ತ ಮೊದಲ ಹೆಜ್ಜೆ ಇಡಲು ಸಾಧ್ಯವಾಗುವಂತೆ ಶ್ರಮಿಸಿದಳು. ಗಾಂಧಿ ಭಾರತದ ಸ್ವಾತಂತ್ರ್ಯದ ಬಗ್ಗೆ ಕನಸು ಕಂಡರು ಮತ್ತು ಅಹಿಂಸಾತ್ಮಕ ಹೋರಾಟದಿಂದ ಕೋಟ್ಯಾಂತರ ಜನ ಸ್ವತಂತ್ರರಾಗುವಂತೆ ಮಾಡುವಲ್ಲಿ ಯಶಸ್ವಿಯಾದರು. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ವರ್ಣ ಸಮಾನತೆಯ ಕನಸು ಕಂಡರು. ಆ ಕನಸು ಸರ್ವರಿಗೂ ನ್ಯಾಯ ಮತ್ತು ಸ್ವಾತಂತ್ರ್ಯ ದೊರಕಬೇಕೆಂಬ ಕರೆಯನ್ನು ಇವತ್ತಿಗೂ ನಮಗೆಲ್ಲ ಕೊಡುತ್ತಿದೆ. ಒಳ್ಳೆಯ ತರಬೇತಿ ಪಡೆದ ನರ್ಸುಗಳಿರುವ ಆಧುನಿಕ ಆಸ್ಪತ್ರೆಗಳ ಬಗ್ಗೆ ಫ್ಲಾರೆನ್ಸ್ ನೈಟಿಂಗೇಲ್ ಕನಸು ಕಂಡಳು. ಆ ಕನಸನ್ನು ಸಾಕ್ಷಾತ್ಕರಿಸಿಕೊಳ್ಳುವ ದಾರಿಯಲ್ಲಿ ಆಧುನಿಕ ನರ್ಸ್ ವೃತ್ತಿಯನ್ನು ಸ್ಥಾಪಿಸಿದಳು. ತನ್ಮೂಲಕ ಸಾವಿರಾರು ಜೀವಗಳನ್ನು ಉಳಿಸಿದಳು. ಥಾಮಸ್ ಆಲ್ವಾ ಎಡಿಸನ್ಗೆ ದೊಡ್ಡ ಕನಸುಗಳಿದ್ದವು. ಆ ಕನಸುಗಳೇ ವಿಶ್ವದಾದ್ಯಂತ ಜನರ ಜೀವನ ಕ್ರಮವನ್ನೇ ಬದಲಾಯಿಸಿಬಿಟ್ಟ ಎಲೆಕ್ಟ್ರಿಕ್ ಬಲ್ಬ್ ಮತ್ತು ಫೋನೋಗ್ರಾಫ್ ಸಂಶೋಧನೆಯತ್ತ ಅವನನ್ನು ಕೊಂಡೊಯ್ದವು. ಪೋಲಿಯೋವನ್ನು ತಡೆಗಟ್ಟಬಹುದು ಎಂದು ಜೋನಸ್ ಸಾಲ್ಕ್ ಕನಸು ಕಂಡ. ಲಕ್ಷಾಂತರ ಜನರನ್ನು ಅಂಗವಿಕಲತೆಯಿಂದ ರಕ್ಷಿಸಬಲ್ಲ ವ್ಯಾಕ್ಸಿನ್ ಅನ್ನು ಕಂಡುಹಿಡಿದ. ಜಪಾನಿನ ಐಚಿ ಶಿಬಿಸವ ಬದುಕಿದ್ದದ್ದು 1840ರಿಂದ 1931ರವರೆಗೆ. ರೈತ ಕುಟುಂಬದಲ್ಲಿ ಜನಿಸಿದ್ದ ಆತ ಜಪಾನಿನ ಹಣಕಾಸು ಮಂತ್ರಿಯಾಗುವ ತನಕ ಬೆಳೆದ. ಕೊನೆಗೆ ತಾನೇ ಸ್ವತಃ ಉದ್ದಿಮೆ ಸ್ಥಾಪಿಸಲು ಆ ಮಂತ್ರಿ ಪದವಿ ತ್ಯಜಿಸಿದ. ಹೊಸ ಹೊಸ ಉದ್ದಿಮೆಗಳು, ವಾಣಿಜ್ಯ ವ್ಯವಹಾರಗಳು ಇಲ್ಲದೆ ಜಪಾನ್ ಬೆಳೆಯಲಾರದು ಎಂದು ಆತನಿಗೆ ಗೊತ್ತಿತ್ತು. ಹಾಗಾಗಿ ಅವನ್ನು ತಾನೇ ಸ್ಥಾಪಿಸಲು ಮುಂದಾದ. ತನ್ನ ಜೀವಿತಾವಧಿಯಲ್ಲಿ 600ಕ್ಕಿಂತ ಹೆಚ್ಚು ಸಂಖ್ಯೆಯ ಕಾರ್ಖಾನೆಗಳನ್ನು, ಸಂಸ್ಥೆಗಳನ್ನು ಆತ ಹುಟ್ಟು ಹಾಕಿ ಬೆಳೆಸಿದ. ತನ್ನ ಪ್ರತಿಭೆಯನ್ನು ಎಷ್ಟೆಲ್ಲಾ ಸಾಧ್ಯವೋ ಅಷ್ಟೆಲ್ಲಾ ಬಳಸಿಕೊಳ್ಳಬೇಕೆಂದು ಆತನಿಗೆ ಗೊತ್ತಿತ್ತು. ಹಾಗಾಗಿ ಅನೇಕ ಆಡಳಿತ ಮಂಡಳಿಗಳಲ್ಲಿ ಅನಧಿಕೃತ ಸಲಹೆಗಾರನಾಗಿ ಸೇವೆ ಸಲ್ಲಿಸಿದ. ತರಬೇತಿ ಕಾರ್ಯಾಗಾರಗಳನ್ನು, ಶಿಬಿರಗಳನ್ನು ಏರ್ಪಡಿಸಿದ. ಅರ್ಥಶಾಸ್ತ್ರದ ಪ್ರಸಿದ್ಧ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲು ನೆರವಾದ. ಮೆಕ್ಡೊನಾಲ್ಡ್ ಸೋದರರು ನಡೆಸುತ್ತಿದ್ದ ಒಂದು ಸಣ್ಣ ಹೋಟೆಲ್ ಅನ್ನು ಈಗಿನ ಫಾಸ್ಟ್ ಫುಡ್ ರೆಸ್ಟೋರೆಂಟ್ಗಳಿಗೆ ಮಾದರಿಯಾಗಿ ರೇ ಕ್ರಾಕ್ ಪರಿಭಾವಿಸಿದ. ಆ ಮಾದರಿಯನ್ನು ಆತ ಸಾವಿರಾರು ಸ್ಥಳಗಳಲ್ಲಿರುವ, ಶತಶತಕೋಟಿ ಆದಾಯ ಇರುವ ಈಗಿನ ಅಂತಾರಾಷ್ಟ್ರೀಯ ಮೆಕ್ಡೊನಾಲ್ಡ್ ಹೋಟೆಲ್ ಸರಣಿಯಾಗಿ ಪರಿವರ್ತಿಸಿದ. ಯಾವುದೇ ತರಹದ ವ್ಯವಹಾರಿಕ ಅನುಭವವಿಲ್ಲದ, ಆಗತಾನೇ ಒಂದು ಸಣ್ಣ ಮಗುವಿನ ತಾಯಿಯಾಗಿದ್ದ ಡೆಬ್ಬಿ ಫೀಲ್ಡ್ಸ್ ಕೇವಲ ಬಿಸ್ಕತ್ತುಗಳನ್ನು ಮಾರುವ ಅಂಗಡಿಯೊಂದನ್ನು ಯಶಸ್ವಿಯಾಗಿ ನಡೆಸುವ ಕನಸು ಕಂಡಳು. ಅದಾದ 20 ವರ್ಷಗಳ ನಂತರ ಅಮೆರಿಕದಲ್ಲಿ ಮತ್ತು ಇತರ 11 ದೇಶಗಳಲ್ಲಿ ಒಟ್ಟು 700ಕ್ಕೂ ಹೆಚ್ಚಿನ ಬಿಸ್ಕತ್ ಅಂಗಡಿಗಳನ್ನು ಆಕೆ ಹೊಂದಿದ್ದಳು. ಹೊಸ ತರಹದ ತ್ವರಿತ ಅಂಚೆ ಸೇವೆಯ ಬಗ್ಗೆ ಫ್ರೆಡರಿಕ್ ಸ್ಮಿತ್ ಆಲೋಚಿಸಿದ. ಆಲೋಚನೆಯೇ ಸಹಸ್ರಾರು ಕೋಟಿಗಳ ಆದಾಯವಿರುವ 600 ಹೆಚ್ಚಿನ ಕಾರ್ಗೋ ವಿಮಾನಗಳಿರುವ 61,000 ವಾಹನಗಳಿರುವ 190,000 ನೌಕರರ ಪ್ರತಿನಿತ್ಯ ಸರಾಸರಿ 300,000 ಟಪಾಲುಗಳನ್ನು ಪ್ರಪಂಚದಾದ್ಯಂತ ವಿತರಿಸುವ ಫೆಡೆಕ್ಸ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಲು ಮೂಲ ಕಾರಣವಾಯಿತು. 1844 ಜಾರ್ಜ್ ವಿಲಿಯಮ್ಸ್ ಎಂಬಾತ ಲಂಡನ್ನಿನ ಜವಳಿ ಅಂಗಡಿಯಲ್ಲಿ ಸಹಾಯಕ ಸೇಲ್ಸ್ಮನ್ ಆಗಿ ಕೆಲಸ ಮಾಡುತ್ತಿದ್ದ ಮನುಷ್ಯ. ಆಗಿನ ಕಾಲದಲ್ಲಿ ಆತನಂತಹ ಯುವಜನರು ಪ್ರತಿನಿತ್ಯ 10-12 ಗಂಟೆಗಳ ಕಾಲ ವಾರದಲ್ಲಿ 6 ದಿನ ಕೆಲಸ ಮಾಡುತ್ತಿದ್ದರು. ಅವರು ನಿದ್ದೆ ಮಾಡುತ್ತಿದ್ದದ್ದು ಅವರಂತಹದೇ ಜನರಿಂದ ತುಂಬಿ ಹೋಗಿರುತ್ತಿದ್ದ ಕೆಲಸದ ಸ್ಥಳದಲ್ಲಿಯೇ. ಆದರೆ ವಿಲಿಯಮ್ಸ್ಗೆ ತನ್ನಂತೆ ಲಂಡನ್ನಿಗೆ ಕೆಲಸ ಹುಡುಕಿಕೊಂಡು ಬಂದ ಯುವಕರಿಗೆ ಕೆಲಸದ ಸ್ಥಳದಿಂದ ಹೊರಗಿನ ಜೀವನವೇ ಇಲ್ಲ, ಇದ್ದರೂ ಅದು ಸರಿಯಾದುದಾಗಿಲ್ಲ ಎಂಬ ಸಂಗತಿ ಬಹಳ ಬಾಧಿಸಿತು. ಹಾಗಾಗಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬೆಳೆಯಲು ಪೂರಕವಾಗುವಂತೆ ಒಬ್ಬರಿಗೊಬ್ಬರು ಸಹಾಯ ಮಾಡುವ ಕ್ರಿಶ್ಚಿಯನ್ ಫೆಲೋಶಿಪ್ ಒಂದನ್ನು ಆತ ತನ್ನ ಕೆಲವು ಸಹೋದ್ಯೋಗಿಗಳೊಡನೆ ಸೇರಿ ಪ್ರಾರಂಭಿಸಿದ. ಅವನ ಆ ವಿಚಾರ ಕಾರ್ಯ ಬೆಳೆಯುತ್ತಾ ಹೋಯಿತು. 1.5 ಶತಮಾನದ ನಂತರ ಈಗ ಅದೇ ಗುಂಪು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ 130 ದೇಶಗಳಲ್ಲಿ ಗಂಡಸರು, ಹೆಂಗಸರು, ಮಕ್ಕಳು ಸೇರಿದಂತೆ 3 ಕೋಟಿಗೂ ಹೆಚ್ಚು ಜನ ತಮ್ಮ ದೈಹಿಕ ಮತ್ತು ಮಾನಸಿಕ ಶಿಸ್ತು ಉಳಿಸಿಕೊಳ್ಳಲು ವೈಎಂಸಿಎಗೆ ಪ್ರತಿನಿತ್ಯ ಹೋಗಿ ಬರುತ್ತಿರುತ್ತಾರೆ. ಪಾಲ್ ಹ್ಯಾರಿಸ್ ಎನ್ನುವ ಶಿಕಾಗೋ ನಗರದ ವಕೀಲನಿಗೆ ಒಂದು ದೊಡ್ಡ ಯೋಜನೆ ಹುಟ್ಟಿಕೊಂಡಿತು. ತನ್ನ ಆಲೋಚನೆಯನ್ನು ಆತ ತನ್ನ 3 ಸ್ನೇಹಿತರೊಂದಿಗೆ 1905 ಹಂಚಿಕೊಂಡ. ಬಿಸಿನೆಸ್ ಪ್ರಪಂಚದ ಜನರಲ್ಲಿ ಸಮುದಾಯ ಮತ್ತು ಸೇವಾ ಮನೋಭಾವ ವೃದ್ಧಿಸಲು ಅನುಕೂಲವಾಗುವಂತೆ ಒಂದು ಕ್ಲಬ್ ಅನ್ನು ಸ್ಥಾಪಿಸಬೇಕು ಎನ್ನುವುದು ಆತನ ವಿಚಾರ. ಆತನ ಆಲೋಚನೆಯನ್ನು ಅವನ ಸ್ನೇಹಿತರೂ ಒಪ್ಪಿಕೊಂಡರು. ಆದ್ದರಿಂದ ಇವತ್ತು ಏನಾಗಿದೆ ಅಂದರೆ 161 ದೇಶಗಳಲ್ಲಿ ಹಬ್ಬಿರುವ 29,000 ರೋಟರಿ ಕ್ಲಬ್ಗಳಲ್ಲಿ 1,200,000 ಹೆಚ್ಚಿನ ಉದ್ದಿಮೆ ಸಂಸ್ಥೆಗಳು ಮತ್ತು ವೃತ್ತಿಪರರು ಆ ಸಮುದಾಯ ಭಾವವನ್ನು ಹಂಚಿಕೊಳ್ಳುತ್ತಾ ಮಾನವೀಯ ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. 1976 ಮಿಲ್ಲರ್ಡ್ ಮತ್ತು ಲಿಂಡಾ ಫುಲ್ಲರ್ಗೆ ಹ್ಯಾಬಿಟ್ಯಾಟ್ ಫಾರ್ ಹ್ಯುಮ್ಯಾನಿಟಿ ಎಂಬ ದೊಡ್ಡ ಕನಸು ಹುಟ್ಟಿಕೊಂಡಿತು. ತಮ್ಮ ಜೀವಮಾನದಲ್ಲಿ ತಮಗೆಂದೂ ತಲೆಯ ಮೇಲೊಂದು ಸ್ವಂತ ಸೂರು ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ನಂಬಿದ್ದ ಜನರಿಗೆ ಸ್ವಂತ ಮನೆ ಸಾಧ್ಯವಾಗುವಂತೆ ಮಾಡುವ ದಿಕ್ಕಿನಲ್ಲಿ ತಾವು ಮಾಡುತ್ತಿದ್ದ ಉದ್ಯೋಗವನ್ನು ಬಿಟ್ಟು ಅದರಲ್ಲಿ ತೊಡಗಿಸಿಕೊಂಡರು. ಈಗ ಕೇವಲ 25 ಪ್ರಪಂಚದಾದ್ಯಂತ 85,000 ಮನೆಗಳನ್ನು ಕಟ್ಟಿಸಿ 4,25,000 ಜನರಿಗೆ ಸುರಕ್ಷಿತವಾದ ಕೈಗೆಟುಕುವ ಬೆಲೆಯಲ್ಲಿ ಮನೆ ಲಭಿಸುವಂತೆ ಮಾಡುವಲ್ಲಿ ಹ್ಯಾಬಿಟಾಟ್ ಫಾರ್ ಹ್ಯುಮ್ಯಾನಿಟಿ ಸಫಲವಾಗಿದೆ. ಹವಾಯಿಯಲ್ಲಿ ಜೀವಿಸುತ್ತಿದ್ದ ಫಿಲಿಪೈನ್ಸ್ ಮೂಲದ ಡಾ ರಮೋನ್ ಕೆ ಸಾಯ್ ಮತ್ತು ಇತರ 6 ಜನ ವೈದ್ಯರು 1983 ತಮ್ಮ ತಾಯ್ನಾಡಿನ ಜನರ ಸೇವೆ ಮಾಡಲು ಫಿಲಿಪೈನ್ಸ್ಗೆ ಹಿಂತಿರುಗಿದರು. ಈ ಸಣ್ಣ ಗುಂಪಿನ ಆಲೋಚನೆ ಕಾಲಕ್ರಮೇಣ ಅಲೋಹಾ ಮೆಡಿಕಲ್ ಮಿಷನ್ ಎಂಬ ಸಂಸ್ಥೆಯ ಸ್ಥಾಪನೆಗೆ ಕಾರಣವಾಗಿ ಆ ಸಂಸ್ಥೆಯ 600 ಜನ ಕಾರ್ಯಕರ್ತರು ಫಿಲಿಪೈನ್ಸ್, ಚೀನಾ, ವಿಯೆಟ್ನಾಂ, ಬಾಂಗ್ಲಾದೇಶ, ಕಾಂಬೋಡಿಯಾ, ಲಾವೋಸ್ ಮುಂತಾದ ದೇಶಗಳಲ್ಲಿನ ಸುಮಾರು 60,000 ಜನರಿಗೆ ಶಸ್ತ್ರಚಿಕಿತ್ಸೆ ಮತ್ತು ಅಗತ್ಯ ವೈದ್ಯಕೀಯ ಸೇವೆ ಸಲ್ಲಿಸುವಿಕೆಗೆ ಮೂಲ ಕಾರಣವಾಗಿದೆ. ಜನ, ಸಮುದಾಯ, ದೇಶಗಳು ತಮ್ಮ ತಮ್ಮ ಸ್ವಾತಂತ್ರ್ಯವನ್ನು ಗಳಿಸಿಕೊಳ್ಳುವಲ್ಲಿ ದೊಡ್ಡ ದೊಡ್ಡ ವಿಚಾರಗಳು ನೆರವಾಗಿವೆ. ಆ ಉನ್ನತ ವಿಚಾರಗಳು ಅನೇಕ ಜೀವಗಳನ್ನು ಉಳಿಸಿವೆ. ನೈಸರ್ಗಿಕ ಪರಿಸರವನ್ನು ಹಾಗೆಯೇ ಉಳಿಸಿಕೊಳ್ಳಲು ಶಕ್ತವಾಗಿವೆ. ಹೊಸ ಹೊಸ ಸೇವೆಗಳಿಗೆ ದಾರಿ ತೆರೆದಿವೆ. ಕೋಟ್ಯಾಂತರ ಉದ್ಯೋಗಗಳನ್ನು ಸೃಷ್ಟಿಸಿವೆ. ಸಮುದಾಯಗಳನ್ನು ಕಟ್ಟಿವೆ. ದೊಡ್ಡ ವಿಚಾರಗಳು ದೊಡ್ಡ ಮಟ್ಟದ ಬದಲಾವಣೆಗೆ ಕಾರಣವಾಗಿವೆ. ಕೋಟ್ಯಾಂತರ ಜನರ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಿವೆ. ದೊಡ್ಡ ವಿಚಾರಧಾರೆಯನ್ನು ಹೊಂದಿರುವುದು ಅಥವಾ ದೊಡ್ಡ ಕನಸು ಕಾಣುವುದು ನಿಮ್ಮ ಜೀವನವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ಮಾಡಬಹುದು. ನೀವು ದೃಷ್ಟಿಯನ್ನು ಕೇಂದ್ರೀಕರಿಸಿ ಒಂದು ಸ್ಪಷ್ಟ ದಿಕ್ಕಿನತ್ತ ಮುನ್ನಡೆಯಲು ಅದು ಕಾರಣವಾಗುತ್ತದೆ. ಯಾವುದೋ ಒಂದು ಸಾಧನೆಗಾಗಿ ಶ್ರಮಿಸಲು ಅದು ನಿಮ್ಮನ್ನು ಪ್ರೇರೇಪಿಸುತ್ತದೆ. ನಿಮ್ಮ ಆ ದೊಡ್ಡ ಆಲೋಚನೆಯನ್ನು ಯಾರಾದರೂ ಹೊಡೆದು ಕೆಳಗುರುಳಿಸಿದರೆ ಅದರಿಂದ ಕುಗ್ಗದೆ ಮತ್ತೆ ಆ ಆಲೋಚನೆಯನ್ನು ನೆಲದಿಂದ ಮೇಲಕ್ಕೆತ್ತಿಕೊಂಡು ಅದರ ಧೂಳೊರೆಸಿ ಮತ್ತೆ ಮುನ್ನಡೆಯಿರಿ. ನಿಮ್ಮ ಕನಸನ್ನು ಸಾಕಾರಗೊಳಿಸಿಕೊಳ್ಳುವತ್ತ ನೀವಿಡುವ ಪ್ರತಿಯೊಂದು ಹೆಜ್ಜೆಯೂ ನಿಮಗೆ ಅಗಣಿತ ಆತ್ಮಸಂತೋಷ ಮತ್ತು ತೃಪ್ತಿಯನ್ನು ಕೊಡುತ್ತಾ ಹೋಗುತ್ತದೆ. ಅತ್ಯುನ್ನತವಾದ ದೊಡ್ಡ ದೊಡ್ಡ ಆಲೋಚನೆಗಳ ಉನ್ನತ ಮನುಷ್ಯರನ್ನು ಕೀಳು ಆಲೋಚನೆಗಳ ಸಣ್ಣ ಜನರು ಹೊಡೆದುರುಳಿಸಬಹುದು. ಆದರೂ ದೊಡ್ಡದಾಗಿಯೇ ಆಲೋಚಿಸಿ. ಅಧ್ಯಾಯ 8. ಜನ ದುರ್ಬಲರ, ದಲಿತರ ಬಗ್ಗೆ ವಿಶ್ವಾಸ ತೋರುತ್ತಾರೆ, ಆದರೆ ಸಬಲರನ್ನೇ ಹಿಂಬಾಲಿಸುತ್ತಾರೆ. ಹಾಗಿದ್ರೂ ಕೆಲವಾದರೂ ದಲಿತ ದುರ್ಬಲರ ಪರ ಹೋರಾಡಿ. ಅದು 1945 ಸುಮಾರು. 2ನೇ ವಿಶ್ವಯುದ್ದ ಮುಗಿಯುತ್ತಾ ಬಂದಿದ್ದ ಸಮಯವದು. ಅಮೆರಿಕೆಯ ನೌಕಾದಳದ ಕ್ಯಾಪ್ಟನ್ ಒಬ್ಬ ಚೀನಾದ ಸಿಂಗ್ಟಾವೋ ನಗರದಲ್ಲಿ ಬಂದಿಳಿದ. ಆ ಊರಿನಲ್ಲಿ ಯಾರೂ ಅಮೆರಿಕನ್ನರಿರಲಿಲ್ಲ. ಹಾಗಾಗಿ ಸ್ಥಳೀಯ ಹೋಟೆಲ್ನಲ್ಲಿ ಇಳಿದುಕೊಂಡ. ಉತ್ತರ ಚೀನಾದಲ್ಲಿದ್ದ ಜಪಾನೀ ಸೈನ್ಯಪಡೆಗಳ ಶರಣಾಗತಿಗೆ ಏರ್ಪಾಟು ಮಾಡುವುದು ಆ ಕ್ಯಾಪ್ಟನ್ನ ಮುಖ್ಯ ಜವಾಬ್ದಾರಿಯಾಗಿತ್ತು. ಆ ನಿಟ್ಟಿನಲ್ಲಿ ತನ್ನ ಹಡಗಿನಲ್ಲಿನ ಸರಕುಗಳನ್ನು ಇಳಿಸಿಕೊಳ್ಳುವುದಕ್ಕೆ ಕೂಲಿಗಳನ್ನು ನೇಮಿಸಿಕೊಳ್ಳುವುದು ಮತ್ತು ತನ್ನ ಸೈನಿಕರಿಗೆ ವಸತಿ ಏರ್ಪಾಟು ಮಾಡುವುದು ಆತ ತಕ್ಷಣ ಮಾಡಬೇಕಾದ ಕೆಲಸವಾಗಿತ್ತು. ಅದು ಯುದ್ಧಕಾಲದಿಂದ ಶಾಂತಿಗೆ ಬದಲಾಗುತ್ತಿದ್ದ ಕಾಲ. ಸೈನಿಕರು ರಣರಂಗದಿಂದ ಸೈನ್ಯದ ಕಚೇರಿಗಳಿಗೆ, ಬ್ಯಾರಕ್ಗಳಿಗೆ ಮರಳುತ್ತಿದ್ದರು. ಸಿಂಗ್ಟಾವೋದಲ್ಲಿ ಬಂದಿಳಿದ ನೌಕಾದಳದ ಸೈನಿಕರಲ್ಲಿ ಬಹುಪಾಲು ಜನ ಸೈನ್ಯಕ್ಕೆ ಸೇರಿಕೊಂಡಂದಿನಿಂದ ಇಲ್ಲಿಯ ತನಕ ರಣರಂಗದಲ್ಲಿಯೇ ತಮ್ಮ ಜೀವನವನ್ನು ಕಳೆದಿದ್ದರು. ಅವರಿಗೆ ಸೇನಾ ಶಿಬಿರಗಳಲ್ಲಿ ಕೆಲಸ ಮಾಡಿ ಅಭ್ಯಾಸವೇ ಇರಲಿಲ್ಲ. ಆಗ ತಾನೇ ಹೊಸದಾಗಿ ಸಾರ್ಜೆಂಟ್ ಆಗಿ ಬಡ್ತಿ ಪಡೆದಿದ್ದ ಅವರಲ್ಲಿನ ಒಬ್ಬ ಯುವ ಸೈನಿಕನಿಗೆ ಅಲ್ಲಿನ ಬ್ಯಾರಕ್ಗಳಿಗೆ ಕಾವಲು ಸಾರ್ಜೆಂಟ್ ಆಗಿ ನೇಮಿಸಲಾಗಿತ್ತು. ಆತನ ಕರ್ತವ್ಯದ ಭಾಗವಾಗಿ 35 ಸ್ವೆಟರ್ ತರಹದ ಉಣ್ಣೆಯ ಜಾಕೆಟ್ಗಳನ್ನು ಆತನ ಸುಪರ್ದಿಗೆ ಒಪ್ಪಿಸಲಾಗಿತ್ತು. ಮೊದಲ ದಿನದ ಕೆಲಸ ಮಾಡಿದ ಆತನನ್ನು ಮರನೇ ದಿನ ಕಾವಲು ಕೆಲಸದಿಂದ ಬಿಡುಗಡೆ ಮಾಡಿದಾಗ ಆ ಜಾಕೆಟ್ನಲ್ಲಿ ಕೇವಲ 2 ಮಾತ್ರ ಲೆಕ್ಕಕ್ಕೆ ಸಿಕ್ಕವು. ಆಗ ಚಳಿಗಾಲ ಹತ್ತಿರ ಬರುತ್ತಿತ್ತು. ಸೈನಿಕರು ಇದ್ದ ಬಿಡಾರಗಳನ್ನು ಬಿಸಿ ಮಾಡುವ ವ್ಯವಸ್ಥೆಗಳೇನೂ ಇರಲಿಲ್ಲ. ಅಂತಹ ಸ್ಥಿತಿಯಲ್ಲಿ ಆ ಉಣ್ಣೆಯ ಜಾಕೆಟ್ಗಳು ಅಲ್ಲಿದ್ದ ಸೈನಿಕರಿಗೆ ಬಹಳ ಅಮೂಲ್ಯವಾಗಿದ್ದವು. ಹಾಗಾಗಿ 33 ಜಾಕೆಟ್ಗಳು ರಾತ್ರೋರಾತ್ರಿ ಕಣ್ಮರೆಯಾಗಿದ್ದವು. ಆ ಘಟನೆಯಾಗುವುದಕ್ಕೆ ಕೆಲವೇ ದಿನಗಳ ಮುಂಚೆ ನೌಕಾಪಡೆಯ ಮುಖ್ಯ ಕಚೇರಿಯಿಂದ ಶಿಬಿರದಲ್ಲಿನ ಸರಕು ಸಾಮಗ್ರಿಗಳ ಲೆಕ್ಕ ಇಡಲು ಕಠಿಣ ಆದೇಶ ಹೊರಡಿಸಲಾಗಿತ್ತು. ಅದರ ಹಿಂದಿನ 2 ವರ್ಷಗಳಲ್ಲಿ ಯಾರೂ ಲೆಕ್ಕವೇ ಇಡುತ್ತಿರಲಿಲ್ಲ, ಇಟ್ಟರೂ ಅದನ್ನು ಯಾರೂ ಗಮನಿಸುತ್ತಿರಲಿಲ್ಲ. ಸೈನಿಕರೆಲ್ಲ ಯುದ್ಧ ಮಾಡುವುದರಲ್ಲಿ ವ್ಯಸ್ತರಾಗಿದ್ದರಿಂದ ಸಾಮಾನುಗಳ ವಿವರಗಳನ್ನು ಕಾಲಕಾಲಕ್ಕೆ ಲೆಕ್ಕ ಇಡುವುದಾಗಲಿ ತೆಗೆದುಕೊಂಡ ವಸ್ತುಗಳಿಗೆ ಫಾರಂ ತುಂಬುವುದಾಗಲಿ ಸೈನಿಕರಿಗೆ ಮುಖ್ಯವಾಗಿರಲಿಲ್ಲ. ಆದರೆ ಈಗ ಶಾಂತಿ ಸಮಯ, ಹೊಸ ಆದೇಶಗಳು ಜಾರಿಗೆ ಬಂದುಬಿಟ್ಟಿದ್ದವು. ಹಾಗಾಗಿ ಕಣ್ಮರೆಯಾದ ಜಾಕೆಟ್ಗಳ ಕಾರಣಕ್ಕಾಗಿ ಸಾರ್ಜೆಂಟ್ನನ್ನು ಸೇನಾ ನ್ಯಾಯಾಲಯದ ವಿಚಾರಣೆಗೆ ಒಳಪಡಿಸಲಾಯಿತು. ಕೋರ್ಟ್ ಮಾರ್ಷಲ್ನಲ್ಲಿ ಸಾರ್ಜೆಂಟ್ನ ಪರವಾಗಿ ವಾದಿಸಲು ಆ ಕ್ಯಾಪ್ಟನ್ ಒಪ್ಪಿಕೊಂಡ. ಕೇಸಿನ ಹಿಂದೆ ಮುಂದೆಲ್ಲ ಪರಿಶೀಲಿಸಿದ ನಂತರ ತುಕಡಿಯ ಸೇನಾಧಿಕಾರಿಯನ್ನು, ಫಿರಂಗಿ ದಳದ ಕಮಾಂಡರ್ನನ್ನು ಮತ್ತು ಇನ್ನೂ ಹಲವು ಸೇನಾ ಅಧಿಕಾರಿಗಳನ್ನು, ಇತರೆ ಕೆಲವು ಸಾರ್ಜೆಂಟ್ಗಳನ್ನು ವಿಚಾರಣೆಗಾಗಿ ಕಟಕಟೆಗೆ ಕರೆಯಲು ತೀರ್ಮಾನಿಸಿದ. ಇವರೆಲ್ಲರೂ ಜಾಕೆಟ್ಗಳು ಕಣ್ಮರೆಯಾದ ಮತ್ತು ಅದರ ಅಸುಪಾಸಿನ ದಿನಗಳಲ್ಲಿ ಅಲ್ಲಿನ ಉಸ್ತುವಾರಿ ವಹಿಸಿದ್ದವರು ಇಲ್ಲವೇ ಆ ಸ್ಥಳದಲ್ಲಿದ್ದವರು. ಅವರೆಲ್ಲರನ್ನೂ ಕಟಕಟೆಗೆ ಕರೆದರೆ ಅವರಿಗೆ ಸಂಬಂಧಪಟ್ಟ ವಿವರಗಳೆಲ್ಲ ಕೋರ್ಟ್ ಮಾರ್ಷಲ್ ದಾಖಲೆಯಲ್ಲಿ ಸೇರಿಕೊಳ್ಳುತ್ತದೆ. ನಂತರ ಆ ವರದಿ ವಾಷಿಂಗ್ಟನ್ ಡಿಸಿಯ ಮುಖ್ಯ ಕಚೇರಿಗೆ ಪರಿಶೀಲನೆಗೆ ಹೋಗುತ್ತದೆ. ಹಾಗಾಗಿ ಕಟಕಟೆ ಹತ್ತಬೇಕಾಗಿದ್ದ ಪ್ರತಿಯೊಬ್ಬ ಅಧಿಕಾರಿಗೂ ಇದು ಸೂಕ್ಷ್ಮವಾದ ವಿಷಯ. ಅವರಲ್ಲಿನ ಕೆಲವರು ಸೈನ್ಯದ ಕಾಯಂ ಉದ್ಯೋಗದಲ್ಲಿರದ ಮೀಸಲು ಗುಂಪಿನವರು ಹಾಗೂ ಯುದ್ಧದ ನಂತರ ಪೂರ್ಣಾವಧಿ ಕೆಲಸದ ಆಸೆಯಲ್ಲಿದ್ದವರು. ಮಿಕ್ಕ ಕಾಯಂ ಸೇನಾಧಿಕಾರಿಗಳು ತಮ್ಮ ವೃತ್ತಿಯಲ್ಲಿ ಮೇಲೆ ಹೋಗಲು ಅನುಕೂಲವಾಗುವಂತಹ ಹುದ್ದೆಗಳನ್ನು ಬಯಸುತ್ತಿದ್ದವರು. ಅವರೆಲ್ಲರಿಂದಲೂ ಕ್ಯಾಪ್ಟನ್ಗೆ ಫೋನ್ ಕರೆಗಳು ಬರಲಾರಂಭಿಸಿದವು. ಯಾವನೋ ಒಬ್ಬ ನಗಣ್ಯ ಸಾರ್ಜೆಂಟ್ಗಾಗಿ ಯಾಕೆ ನೀವು ಇಷ್ಟೆಲ್ಲಾ ಪರಿಶ್ರಮ ವಹಿಸಿ ಇದನ್ನು ಇಷ್ಟು ದೂರಕ್ಕೆ ಒಯ್ಯುತ್ತಿದ್ದೀರಿ ಎಂದು ಅವರೆಲ್ಲ ಕೇಳಲಾರಂಭಿಸಿದರು. ಕ್ಯಾಪ್ಟನ್ನನ್ನು, ಆತನಿಗಿಂತ ಮೇಲಿದ್ದ ತುಕಡಿಯ ಮುಖ್ಯ ಸೇನಾಧಿಕಾರಿ, ಆತನ ಮೇಲಿನ ಅಧಿಕಾರಿ, ಕೊನೆಗೆ ತುಕಡಿಯ ಕಮಾಂಡರ್ ಸಹ ತಮ್ಮ ತಮ್ಮ ಕಚೇರಿಗೆ ಕರೆಸಿಕೊಂಡು ಮಾತನಾಡಿಸಿದರು. ತಮ್ಮನ್ನು ಸಾಕ್ಷಿಗಳಾಗಿ ಕಟಕಟೆಗೆ ಕರೆಸದೇ ಇರುವುದರಿಂದ ಸಂಬಂಧಪಟ್ಟವರೆಲ್ಲರಿಗೂ ಒಳ್ಳೆಯದಾಗುತ್ತದೆಂದು, ಕ್ಯಾಪ್ಟನ್ಗೂ ಸಹ ಅದರಿಂದ ಒಳ್ಳೆಯದಾಗುತ್ತದೆಂದು ಆ ಮೂವರೂ ಮೇಲಧಿಕಾರಿಗಳು ಸಲಹೆ ಕೊಟ್ಟರು. ಕ್ಯಾಪ್ಟನ್ ಸಹ ರಿಸರ್ವ್ ಗುಂಪಿನಲ್ಲಿದ್ದಾತ. ಆತನಿಗೂ ನೌಕಾದಳದಲ್ಲಿ ಮುಂದುವರೆಯಲು ಮನಸ್ಸಿತ್ತು. ಹಿರಿಯ ಅಧಿಕಾರಿಗಳಿಗೆ ಬೇಸರ ಉಂಟು ಮಾಡುವುದರಿಂದ ತನಗೆ ಸಿಗಬಹುದಾದ ಕಾಯಂ ಉದ್ಯೋಗಕ್ಕೆ ಮತ್ತು ಭವಿಷ್ಯದ ವೃತ್ತಿ ಜೀವನಕ್ಕೆ ಒಳ್ಳೆಯದಲ್ಲ ಎನ್ನುವುದು ಆತನಿಗೆ ಸ್ಪಷ್ಟವಾಗಿ ಅರಿವಾಗಿತ್ತು. ಆದರೆ ಆತ ಹಿಂಜರಿಯಲಿಲ್ಲ. ಅವರೆಲ್ಲರನ್ನೂ ಕಟಕಟೆಗೆ ಕರೆಸುವುದರಿಂದ ಮಾತ್ರ ಮೊಕದ್ದಮೆಗೆ ಸಂಬಂಧಪಟ್ಟ ಸರಿತಪ್ಪುಗಳನ್ನು ಸಾಬೀತುಪಡಿಸಲು ಸಾಧ್ಯ ಎಂದು ಆತ ತನ್ನ ಮೇಲಧಿಕಾರಿಗಳಿಗೆ ನೇರವಾಗಿ ತಿಳಿಸಿದ. ಒತ್ತಡ ಹೆಚ್ಚುತ್ತಾ ಹೋಯಿತು. ಅಲ್ಲಿನ ನೌಕಾ ವಿಭಾಗದ ಹಿರಿಯ ಅಧಿಕಾರಿಗಳೆಲ್ಲ ಒಂದು ಶನಿವಾರದ ಸಂಜೆ ಹೋಟೆಲ್ ಒಂದರಲ್ಲಿ ಪಾರ್ಟಿ ಏರ್ಪಡಿಸಿ ಅದಕ್ಕೆ ಕ್ಯಾಪ್ಟನ್ ಅನ್ನು ಆಹ್ವಾನಿಸಿದರು. ಆತ ಅಲ್ಲಿಗೆ ಹೋದ ತಕ್ಷಣ ಸಹಾಯಕ ಡಿವಿಷನ್ ಕಮಾಂಡರ್ ಹತ್ತಿರ ಹೋಗಿ ಮಾತನಾಡಲು ಸೂಚಿಸಲಾಯಿತು. ಆ ಸಹಾಯಕ ಡಿವಿಷನ್ ಕಮಾಂಡರ್ ಬರಲಿರುವ ಕೋರ್ಟ್ ಮಾರ್ಷಲ್ ಬಗ್ಗೆ ಮಾತನಾಡುತ್ತಾ, ಕ್ಯಾಪ್ಟನ್ ಮಾಡುತ್ತಿರುವುದರ ಬಗ್ಗೆ ತಾನು ವೈಯಕ್ತಿಕವಾಗಿ ಚಿಂತೆಗೊಳಗಾಗಿದ್ದೇನಂತಲೂ, ಅದರಿಂದ ಕ್ಯಾಪ್ಟನ್ನ ಕಾಯಂ ಕೆಲಸಕ್ಕೆ ತೊಂದರೆಯಾಗಬಹುದೆಂತಲೂ ತಿಳಿಸಿದ. ಡಿವಿಷನ್ ಕಮಾಂಡರ್ಗೆ ಸಹ ಈ ಕೇಸಿನ ಆಗುಹೋಗುಗಳ ಬಗ್ಗೆ ಕಾಲಕಾಲಕ್ಕೆ ತಿಳಿಸಲಾಗುತ್ತಿದೆ ಎಂದೂ ಸಹ ಆ ಸಹಾಯಕ ಡಿವಿಷನ್ ಕಮಾಂಡರ್ ಹೇಳಿದ. ಆ ಪಾರ್ಟಿಗೆ ಬಂದಿದ್ದ ಬೆಟಾಲಿಯನ್ನ ಕಮಾಂಡರ್ ಸಹ ಕೇಸನ್ನು ಹಗುರವಾಗಿ ತೆಗೆದುಕೊಳ್ಳಲು ಕ್ಯಾಪ್ಟನ್ಗೆ ಸೂಚಿಸಿದ. ಅವರೆಲ್ಲರ ಮಾತನ್ನು ಕ್ಯಾಪ್ಟನ್ ವಿನಮ್ರವಾಗಿ ಕೇಳಿಸಿಕೊಂಡ. ತನ್ನ ವೃತ್ತಿ ಜೀವನದ ಭವಿಷ್ಯವೇ ಇಲ್ಲಿ ಪಣವಾಗಿ ಬಿಟ್ಟಿರುವುದು ಆತನಿಗೆ ಗೊತ್ತಾಯಿತು. ಆದರೆ ಸಾರ್ಜೆಂಟ್ ಅಪರಾಧಿ ಎಂದು ಆತನಿಗೆ ಅನ್ನಿಸಿರಲಿಲ್ಲ ಮತ್ತು ತಾನು ಮಾಡಿರದ ಅಪರಾಧಕ್ಕಾಗಿ ಸಾರ್ಜೆಂಟ್ ಶಿಕ್ಷೆ ಅನುಭವಿಸುವುದು ಸರಿ ಎಂದೂ ಆತನಿಗೆ ಅನ್ನಿಸಲಿಲ್ಲ. ಮತ್ತೊಮ್ಮೆ ಆತ ನಿರ್ಧಾರ ಮಾಡಬೇಕಿತ್ತು, ಮಾಡಿದ. ಸಹಾಯಕ ಡಿವಿಷನ್ ಕಮಾಂಡರ್ಗೂ ಬೆಟಾಲಿಯನ್ ಕಮಾಂಡರ್ಗೂ ತಾನು ಈ ಕೇಸನ್ನು ಹಗುರವಾಗಿ ತೆಗೆದುಕೊಳ್ಳಲು ಆಗುವುದಿಲ್ಲ ಎಂದು ತಿಳಿಸಿದ. ಅದಾದ ಮಾರನೆಯ ಸೋಮವಾರದ ಮಧ್ಯಾಹ್ನ ಆರೋಪಕ್ಕೊಳಗಾಗಿದ್ದ ಸಾರ್ಜೆಂಟ್ ಕ್ಯಾಪ್ಟನ್ನ ಕಚೇರಿಗೆ ಅಚ್ಚರಿಯ ಸುದ್ದಿಯೊಂದಿಗೆ ಓಡೋಡುತ್ತಾ ಬಂದ. ತಾನೀಗ ನೇರವಾಗಿ ಬ್ಯಾರಕ್ಗಳಿಂದ ಬರುತ್ತಿದ್ದೇನೆಂತಲೂ, ಅಲ್ಲಿ ತನಗೆ ಈಗ ತಾನೇ 33 ಉಣ್ಣೆಯ ಜಾಕೆಟ್ಗಳು ದೊರಕಿದವೆಂತಲೂ ತಿಳಿಸಿದ. ಅವು ಇವರ ನೌಕಾದಳದ ಜಾಕೆಟ್ಗಳಾಗಿದ್ದಂತೆ ಕಾಣಿಸದೆ ಬದಲಿಗೆ ಅಲ್ಲಿದ್ದ ಅಮೆರಿಕದ ಬೇರೆ ನೌಕಾದಳದಿಂದ ತಂದಿದ್ದವಾಗಿದ್ದವು. ಕ್ಯಾಪ್ಟನ್ ಮತ್ತು ಸಾರ್ಜೆಂಟ್ ಇಬ್ಬರು ಆ ಜಾಕೆಟ್ಗಳನ್ನು ಹೊತ್ತುಕೊಂಡು ಸೈನ್ಯದ ಕಚೇರಿಗೆ ಹೋಗಿ ಅವರಿಂದ ಪಾವತಿಯ ರಸೀತಿ ಪಡೆದರು. ಅದನ್ನು ತೆಗೆದುಕೊಂಡು ತುಕಡಿಯ ಸೇನಾಧಿಕಾರಿಯ ಬಳಿಗೆ ಹೋದ ಸಾರ್ಜೆಂಟ್ ಜಾಕೆಟ್ಗಳು ಸಿಕ್ಕವೆಂತಲೂ ಅವನ್ನು ಹಿಂದಿರುಗಿಸಿ ಲೆಕ್ಕಪತ್ರ ಚುಕ್ತಾ ಮಾಡಲಾಯಿತೆಂತಲೂ ತಿಳಿಸಿದ. ಮಾರನೆಯ ದಿನವೇ ಸಾರ್ಜೆಂಟ್ ಮತ್ತು ಕ್ಯಾಪ್ಟನ್ ಇಬ್ಬರಿಗೂ ಕೋರ್ಟ್ ಮಾರ್ಷಲ್ ಅನ್ನು ರದ್ದು ಮಾಡಲಾಗಿದೆ ಎಂದು, ಸಾರ್ಜೆಂಟ್ ಮೇಲಿನ ಅಪಾದನೆಗಳನ್ನು ಹಿಂದೆಗೆದುಕೊಳ್ಳಲಾಗಿದೆ ಎಂದು ಸುದ್ದಿ ಬಂತು. ಅದಾದ ಕೆಲವು ವರ್ಷಗಳ ನಂತರ ಆ ಸಾರ್ಜೆಂಟ್ ಗೌರವಯುತವಾಗಿ ಸೈನ್ಯದ ಕೆಲಸದಿಂದ ಬಿಡುಗಡೆಯಾದ. ಅದಕ್ಕೆ ಮೊದಲು ಆತನಿಗೆ ಮತ್ತೊಮ್ಮೆ ಬಡ್ತಿ ಸಹ ದೊರಕಿತ್ತು. ನಿಗಣ್ಯನಾಗಿದ್ದ ಸಾರ್ಜೆಂಟ್ಗಾಗಿ ತನ್ನ ವೃತ್ತಿಯನ್ನೇ ಪಣಕ್ಕಿಟ್ಟಿದ್ದ ಕ್ಯಾಪ್ಟನ್ಗೆ ಸಹ ತಾನು ಬಯಸಿದ್ದ ಸೈನ್ಯದ ಕಾಯಂ ಕೆಲಸ ಸಿಕ್ಕಿತು. ಸೈನ್ಯದಲ್ಲಿ 30 ವರ್ಷ ಪ್ರಾಮಾಣಿಕವಾಗಿ ದುಡಿದ ಆ ಕ್ಯಾಪ್ಟನ್ ಹಂತ ಹಂತವಾಗಿ ಮೇಲೇರಿ ಕೊನೆಗೆ ಕರ್ನಲ್ ಆಗಿ ನಿವೃತ್ತಿ ಹೊಂದಿದ. ಇಲ್ಲಿ ಈ ಮೇಲಿನ ಕೇಸಿನ ಆಗುಹೋಗುಗಳ ಬಗ್ಗೆ ಡಿವಿಷನ್ ಕಮಾಂಡರ್ಗೆ ಕಾಲಕಾಲಕ್ಕೆ ತಿಳಿಸಲಾಗುತ್ತಿದೆ ಎಂದು ಹೇಳಲಾಗಿತ್ತಲ್ಲವೇ. ಚಿಂಟಾವೋದ ಕೋರ್ಟ್ ಮಾರ್ಷಲ್ ಘಟನೆ ಆದ 7-8 ವರ್ಷಗಳ ನಂತರ ಆ ಡಿವಿಷನ್ ಕಮಾಂಡರ್ ಜೊತೆ ನಿಕಟವಾಗಿ ಕೆಲಸ ಮಾಡಲು ಈ ಕ್ಯಾಪ್ಟನ್ ಆಯ್ಕೆಯಾದ. ಆ ಕಮಾಂಡರ್ ಈಗ ನೌಕಾಪಡೆಯ ಕಮಾಂಡಿಂಗ್ ಜನರಲ್ ಆಗಿದ್ದ. ಆತನಿಗೆ ತಾನು ಪ್ರಾಮಾಣಿಕವಾಗಿ ನಂಬಬಲ್ಲ ಒಬ್ಬ ನಂಬಿಕಸ್ಥ ಮನುಷ್ಯ ಬೇಕಾಗಿತ್ತು. ಕ್ಯಾಪ್ಟನ್ನನ್ನು ನಂಬಬಹುದು ಎಂದು ಕಮಾಂಡರ್ಗೆ ಗೊತ್ತಿತ್ತು. ಈ ಕತೆಗೇನೋ ಸುಖಾಂತವಿದೆ, ಆದರೆ ಇದರಲ್ಲಿ ಬರುವ ಸ್ಥೈರ್ಯ, ಕೆಚ್ಚು ಮತ್ತು ತೊಂದರೆಗಳು ವಾಸ್ತವವಾದವು. ನನಗೆ ಈ ಕತೆ ಗೊತ್ತಿರಲು ಕಾರಣವೇನೆಂದರೆ ಈ ಎಲ್ಲಾ ತೊಂದರೆಗಳನ್ನು ಎದುರಿಸುವ ಧೈರ್ಯ ತೋರಿದ ಆ ಮನುಷ್ಯನ ಪರಿಚಯ ನನಗಿತ್ತು. ಆತ ನನ್ನಪ್ಪ. ನಾವು ದುರ್ಬಲರಿಗೆ ಸಹಾನುಭೂತಿ ತೋರಿಸುತ್ತೇವೆ, ಅವರೊಡನೆ ಗುರುತಿಸಿಕೊಳ್ಳುತ್ತೇವೆ. ಎಲ್ಲಾ ಎಡರು ತೊಡರುಗಳನ್ನು ಎದುರಿಸಿ ಕೊನೆಗೂ ಗೆಲ್ಲುವ ದುರ್ಬಲರ ಮೇಲಿನ ಕತೆಗಳನ್ನು ಕೇಳಲು ಇಷ್ಟಪಡುತ್ತೇವೆ. ಅವರು ಗೆಲ್ಲಲೆಂದು ಬಯಸುತ್ತೇವೆ. ಆದರೆ ನಮ್ಮ ಕುಟುಂಬವಾಗಲಿ, ನಮ್ಮ ವೃತ್ತಿಯಾಗಲಿ, ಅಥವಾ ನಮ್ಮ ಹೆಸರಾಗಲಿ ಪಣವಾಗಿ ಬಿಟ್ಟಾಗ ಸಾಮಾನ್ಯವಾಗಿ ನಾವು ತೊಂದರೆ ತೆಗೆದುಕೊಳ್ಳಲು ಹೋಗುವುದಿಲ್ಲ. ಯಾಕೆಂದರೆ ದುರ್ಬಲನ್ನು ಗೆಲ್ಲುವ ಸಾಧ್ಯತೆಗಳಿಗಿಂತ ಸೋಲುವ ಸಾಧ್ಯತೆಗಳೇ ಜಾಸ್ತಿ. ಆ ದುರ್ಬಲ ಮನುಷ್ಯನು ಸತ್ಯವಂತನಾಗಿದ್ದರೂ, ನ್ಯಾಯ ಆತನ ಪರ ಇದ್ದರೂ, ನಮ್ಮ ಹೃದಯದಲ್ಲಿ ನಮ್ಮ ಬೆಂಬಲ ಆತನಿಗೇ ಇದ್ದರೂ, ಅವನನ್ನು ಬಹಿರಂಗವಾಗಿ ಬೆಂಬಲಿಸುವುದು ಸೋಲನ್ನು ನಮ್ಮ ಮೈಮೇಲೆ ಎಳೆದುಕೊಂಡಂತೆ, ಕೆಲವು ಜನರನ್ನು ಪಟ್ಟಭದ್ರರನ್ನು ಎದುರು ಹಾಕಿಕೊಂಡಂತೆ. ಅದರಿಂದ ಕೆಲವೊಮ್ಮೆ ನಮ್ಮ ಕೆಲಸವನ್ನೇ ಕಳೆದುಕೊಳ್ಳಬೇಕಾಗಬಹುದು, ಸಿಗಬೇಕಾದ ಬಡ್ತಿ ಸಿಗದೆ ಹೋಗಬಹುದು, ಅಥವಾ ವೃತ್ತಿಯಲ್ಲಿ ಯಶಸ್ಸು ಸಿಗದೆ ಹೋಗಬಹುದು. ಹಾಗಾಗಿ ನಾವು ದುರ್ಬಲನನ್ನು ಪ್ರೀತಿಸುತ್ತೇವೆ, ಆದರೆ ಸಬಲರನ್ನು ಹಿಂಬಾಲಿಸುತ್ತೇವೆ. ಯಶಸ್ವಿಯಾಗಿ ಓಡುತ್ತಿರುವ ಬಂಡಿಯನ್ನು ಹತ್ತಿ ಯಾವುದು ಮೇಲ್ನೋಟಕ್ಕೆ ಗೌರವನೀಯವಾಗಿ ಕಾಣಿಸುವುದೋ ಅದನ್ನಷ್ಟೇ ಮಾಡುತ್ತೇವೆ. ಎಲ್ಲವನ್ನೂ ಅನುಸರಿಸಿಕೊಂಡು ಹೋಗುತ್ತೇವೆ, ಎಲ್ಲದಕ್ಕೂ ತಲೆಯಾಡಿಸುತ್ತೇವೆ. ಗಾಳಿ ಎತ್ತ ಬೀಸುತ್ತದೋ ಅತ್ತ ಹಾರುತ್ತೇವೆ. ಎಲ್ಲಾ ದುರ್ಬಲರೂ ಸತ್ಯವಂತರಲ್ಲದಿರಬಹುದು, ಹಾಗೆಯೇ ದೀನ ದುರ್ಬಲನ ಪ್ರತಿಯೊಂದು ಸಮಸ್ಯೆಯೂ ಅಷ್ಟೇನೂ ಮುಖ್ಯವಾದದ್ದು ಆಗಿಲ್ಲದೇ ಇರಬಹುದು. ಆದರೆ ಕೆಲವಂತೂ ಖಂಡಿತವಾಗಿ ಮುಖ್ಯವಾಗಿರುತ್ತವೆ. ನಿಮ್ಮ ಸಹಾಯಕ್ಕೆ ಯೋಗ್ಯನಾದ, ಅದು ಬಹಳ ಅಗತ್ಯವೂ ಆಗಿರುವ ದುರ್ಬಲನು ನಿಮಗೆ ಕಾಲಕಾಲಕ್ಕೆ ಕಾಣಿಸುತ್ತಿರುತ್ತಾನೆ. ನೀವು ಏನಾಗಿರುವಿರೋ, ಏನನ್ನು ನಂಬಿದ್ದೀರೋ, ಅದಕ್ಕಾಗಿಯಾದರೂ ನೀವು ಆತನಿಗೆ ಸಹಾಯ ಮಾಡಬೇಕು. ನಿಮ್ಮ ಜೀವನದ ಕೊನೆಯ ಗಳಿಗೆಯಲ್ಲಿ ಒಮ್ಮೆ ಹಿಂದಿರುಗಿ ನಿಮ್ಮ ಜೀವನವನ್ನು ನೋಡಿಕೊಂಡಾಗ ಆ ಕೆಲವಾದರೂ ದುರ್ಬಲರ ದಲಿತರ ಪರವಾಗಿ ಹೋರಾಡಿದ್ದು, ನೀವು ಮಾಡಿದ ಕೆಲಸಗಳಲ್ಲೆಲ್ಲ ಅತ್ಯಂತ ಅರ್ಥಪೂರ್ಣವಾದದ್ದು ಎಂದು ನಿಮಗೆ ಅರಿವಾಗುತ್ತದೆ. ಜನ ದುರ್ಬಲರ ದಲಿತರ ಬಗ್ಗೆ ವಿಶ್ವಾಸ ತೋರುತ್ತಾರೆ, ಆದರೆ ಸಬಲರನ್ನೇ ಹಿಂಬಾಲಿಸುತ್ತಾರೆ. ಹಾಗಿದ್ರೂ ಕೆಲವಾದರೂ ದಲಿತ ದುರ್ಬಲರ ಪರ ಹೋರಾಡಿ. ಅಧ್ಯಾಯ 9. ನೀವು ವರ್ಷಗಳ ಕಾಲ ಕಟ್ಟಿದ್ದು ರಾತ್ರೋರಾತ್ರಿ ಹಾಳುಗೆಡವಲ್ಪಡಬಹುದು, ಏನೇ ಆಗ್ಲಿ ಕಟ್ಟಿಯೇ ಕಟ್ಟಿ. ದುರದೃಷ್ಟವಶಾತ್ ಇಂತಹದ್ದು ಪ್ರತಿದಿನ ಆಗುತ್ತಲೇ ಇರುತ್ತದೆ. ಯಾವುದೋ ಒಂದು ಮನೆ ಸುಟ್ಟು ಹೋಗುತ್ತದೆ, ಒಂದು ವ್ಯವಹಾರ ಕಂಪನಿ ಮುಳುಗುತ್ತದೆ, ಹಣ ಆಸ್ತಿಯೆಲ್ಲ ಹೋಗಿಬಿಡುತ್ತದೆ, ಪ್ರವಾಹ ಒಂದು ಸಮುದಾಯವನ್ನೇ ನಾಶ ಮಾಡಿಬಿಡುತ್ತದೆ, ಪ್ರತಿದಿನವೂ ಏನೋ ಒಂದು ಅನಾಹುತ ಘಟಿಸುತ್ತಲೇ ಇರುತ್ತದೆ. ಜನ ವರ್ಷಗಟ್ಟಲೆ ದುಡಿದು ಕಟ್ಟಿದಂತಹವು ಇದ್ದಕ್ಕಿದ್ದಂತೆ ನಾಶವಾಗಿ ಬಿಡುತ್ತವೆ. ಇಂತಹ ದುರಂತಗಳಿಗೆ ಒಳಗಾಗಿ ಮತ್ತೆ ಅವನ್ನು ಧೈರ್ಯದಿಂದ ಎದುರಿಸುವ ಜನರ ಸ್ಥೈರ್ಯವನ್ನು ನಾವು ಮೆಚ್ಚುತ್ತೇವೆ. ಅವರಿಗಾಗಿ ನಮ್ಮ ಹೃದಯಗಳು ಮಿಡಿಯುತ್ತವೆ. ಅವರ ನೋವು ಆಳವಾದದ್ದು ಎಂದು ನಮಗೆ ಗೊತ್ತು. ನೀವು ಕಟ್ಟಿದ್ದಂತಹವು ನಿಮ್ಮ ಕಣ್ಣ ಮುಂದೆಯೇ ನಾಶವಾಗಿ ಬಿಡುವುದು ನಿಜಕ್ಕೂ ಬಾಧಿಸುವಂತಹ ವಿಷಯ. ಕೆಲವನ್ನು ರಾತ್ರೋರಾತ್ರಿ ಕಳೆದುಕೊಳ್ಳಬಹುದು. ಇನ್ನು ಕೆಲವು ನೀವು ಬದುಕಿರುವ ತನಕ ಇದ್ದರೂ ಕಾಲಕ್ರಮೇಣ ಅವೂ ನಾಶವಾಗಿಯೇ ತೀರುತ್ತವೆ. ಅಷ್ಟಾದರೂ ಅವು ಕಟ್ಟಲು ಯೋಗ್ಯ. ಕಟ್ಟುವ ಕೆಲಸ ಸಂತೋಷ ಮತ್ತು ತೃಪ್ತಿಯನ್ನು ಕೊಡುತ್ತದೆ. 4 ವರ್ಷದ ನಮ್ಮ ಮಗಳೊಡನೆ ಬೀಚಿನಲ್ಲಿ ಕಳೆದ ಒಂದು ದಿನ ನನ್ನ ಹೆಂಡತಿಯ ಮರೆಯಲಾಗದ ನೆನಪುಗಳಲ್ಲಿ ಒಂದು. ಮರಳಿನಲ್ಲಿ ಅರಮನೆ ಕಟ್ಟುವ ಬದಲು ನನ್ನ ಹೆಂಡತಿ ಮತ್ತು ಮಗಳು ಅಂದು ಮರಳಿನ ಆಮೆ ಮಾಡಲು ತೀರ್ಮಾನಿಸಿದರು. ಎದ್ದು ಕಾಣಿಸುವ ಚಿಪ್ಪು, ಅದರ ಸುಂದರ ಪುಟ್ಟ ಪಾದದ ಕಾಲುಗಳು, ಎಲ್ಲಾ ಗೊತ್ತಿದೆ ಎನ್ನುವಂತಹ ಭಾವದ ಕಣ್ಣುಗಳು, ಇವೆಲ್ಲ ಸ್ಪಷ್ಟವಾಗಿ ಕಾಣಿಸುವಂತಹ ದೊಡ್ಡ ಆಮೆಯನ್ನೇ ಮಾಡಲಾರಂಭಿಸಿದರು. ಅವರು ಅದನ್ನು ಮಾಡುತ್ತಾ ಹೋದಂತೆ ಅತ್ತ ಸಮುದ್ರದ ಅಲೆಗಳು ಏರುತ್ತಾ ಹೋದವು. ಅವರು ಮರಳಿನ ಆಮೆಯನ್ನು ಸಂಪೂರ್ಣವಾಗಿ ಮಾಡಿದ ಮೇಲೆ ಏರುತ್ತಾ ಬಂದ ಅಲೆಯೊಂದು ಅದರ ಮೇಲೆ ಹರಿಯಿತು. ಮರಳಿನ ಆಮೆ ನೀರಿನಲ್ಲಿ ಕರಗಿ ಕಣ್ಮರೆಯಾಗುತ್ತಾ ಹೋಗುತ್ತಿದ್ದಂತೆ ಬಾಯ್ ಬಾಯ್ ಆಮೆ ಎಂದ ನಮ್ಮ ಮಗಳು. ಅದು ಸಮುದ್ರಕ್ಕೆ ವಾಪಸ್ ಹೋಯಿತು ಎಂದು ಅವರ ಮನೆಗೆ ತಿಳಿಸಿದಳು. ಆಮೆ ಸಹಜವಾಗಿ ಸಮುದ್ರಕ್ಕೆ ವಾಪಸ್ ಹೋಗುವ ಕ್ರಿಯೆಯಂತೆ ನಮಗದು ಕಾಣಿಸಿತು. ಬೀಚುಗಳಲ್ಲಿ ಮಕ್ಕಳೊಡನೆ ಸ್ನೇಹಿತರೊಡನೆ ಮರಳಿನ ಪ್ರತಿಮೆಗಳನ್ನು ಮಾಡುವಾಗ ಏನೋ ಒಂದನ್ನು ಸೃಷ್ಟಿಸುತ್ತಿರುವ ಮತ್ತು ನಮ್ಮವರೊಡನೆ ಇರುವ ಸಂತೋಷ ನಮ್ಮದಾಗಿರುತ್ತದೆ. ಆ ಸಂತೋಷ ಮರಳಿನ ಪ್ರತಿಮೆಯ ಶಾಶ್ವತೆಯಿಂದಾಗಿ ಬರುವಂತಹದ್ದಲ್ಲ. ಸಮುದ್ರದ ಅಲೆಗಳು ಮೇಲೇರುತ್ತವೆ ಮತ್ತು ಅವು ಮರಳಿನ ಪ್ರತಿಮೆಗಳನ್ನು ಕರಗಿಸುತ್ತವೆ ಎಂದು ನಮಗೆ ಗೊತ್ತಿರುತ್ತದೆ. ಆದರೆ ನಾವು ಕಳೆದ ಒಳ್ಳೆಯ ಸಮಯವನ್ನಾಗಲಿ ಅಥವಾ ನೆನಪುಗಳನ್ನಾಗಲಿ ಅದು ಬದಲಾಯಿಸುವುದಿಲ್ಲ. ನಮ್ಮ ಆ ಸಂತೋಷ ಮತ್ತು ತೃಪ್ತಿ ಕಟ್ಟುವುದರಲ್ಲಿರುತ್ತದೆ. ಅದೃಷ್ಟವಶಾತ್ ಬಹಳಷ್ಟು ಕೆಲಸಗಳು ಮರಳಿನ ಪ್ರತಿಮೆಗಳಿಗಿಂತ ಹೆಚ್ಚಿನ ಕಾಲ ಬಾಳುತ್ತವೆ. ಕೆಲವಂತೂ ಶತಮಾನಗಳ ಕಾಲ ಇರುತ್ತವೆ. ಮೈಕಲ್ ಆಂಜೆಲೋ 500 ವರ್ಷಗಳ ಹಿಂದೆ ಇದ್ದವನು. ಆದರೆ ಅವನು ಕೆತ್ತಿದ ಅಮೃತ ಶಿಲೆಯ ಅನೇಕ ಶಿಲ್ಪಗಳು ಹಾಗೂ ವರ್ಣಚಿತ್ರಗಳು ಇನ್ನೂ ಇವೆ ಹಾಗೂ ಇಂದಿಗೂ ನಮ್ಮ ಮನಸ್ಸಂತೋಷಪಡಿಸುತ್ತಾ ನಮ್ಮ ಸಾಂಸ್ಕೃತಿಕ ಜ್ಞಾನವನ್ನು ಹೆಚ್ಚಿಸುತ್ತಾ ಇವೆ. 800 ವರ್ಷಗಳ ಹಿಂದಿನ ಯುರೋಪಿನ ಚರ್ಚುಗಳನ್ನು, 1200 ವರ್ಷಗಳ ಹಿಂದಿನ ಜಪಾನಿನ ದೇವಾಲಯಗಳನ್ನು, 3000 ವರ್ಷಗಳ ಹಿಂದೆ ಕಟ್ಟಲ್ಪಟ್ಟಿರುವ ಈಜಿಪ್ಟಿನ ಪಿರಮಿಡ್ಗಳನ್ನು ನಾವು ಈಗಲೂ ಸಂದರ್ಶಿಸಬಹುದು. ಹಾಗೆಯೇ 1000 ವರ್ಷಗಳ ಹಿಂದಿನ ಪುರಾತನ ಧಾರ್ಮಿಕ ಗ್ರಂಥಗಳು, ಸ್ಮೃತಿಗಳು, ನಿಯಮಾವಳಿಗಳು ಇಂದಿಗೂ ನಮ್ಮಲ್ಲಿವೆ. ಸಂಪೂರ್ಣವಾಗಿ ಲಭ್ಯವಿರುವ ಕಾನೂನು ಗ್ರಂಥಗಳಲ್ಲಿ ಅತಿ ಪ್ರಾಚೀನವಾದ ಹಮ್ಮುರಾಬಿಯ ನಿಯಮಾವಳಿ ಬ್ಯಾಬಿಲೋನಿನ ಕಾಲದಷ್ಟು, ಅಂದರೆ ಕ್ರಿಸ್ತಪೂರ್ವ 1750 ಹಿಂದಿನದು. ಕೆಲವು ಶತಮಾನಗಳ ಕಾಲ ಬಾಳಿದರೆ ನಾವು ಮಾಡುವ ಬಹಳಷ್ಟು ಕೆಲಸಗಳು ನಮ್ಮ ಜೀವಮಾನದ ಆಚೆಗೆ ಬಾಳುವುದಿಲ್ಲ. ಜ್ಞಾನಾಧಾರಿತ ಉದ್ಯಮದಲ್ಲಿ ನಾವು ಇಂದು ಏನನ್ನು ಸೃಷ್ಟಿಸುತ್ತೇವೆಯೋ ಅದು ಮುಂದಿನ ಅನ್ವೇಷಣೆಯಿಂದ, ಹೊಸ ಸತ್ಯದಿಂದ, ತಂತ್ರಜ್ಞಾನದ ಹೊಸ ಬೆಳವಣಿಗೆಯಿಂದ ಕೆಲವೇ ದಿನಗಳಲ್ಲಿ ಉಪಯೋಗಕ್ಕೆ ಬರದೆ ಹೋಗುತ್ತದೆ. ಸಂಘ ಸಂಸ್ಥೆಗಳಲ್ಲಂತೂ ನಮ್ಮ ಸಾಧನೆಗಳು ಬಹಳ ಬೇಗ ಮುಸುಕಾಗಬಹುದು. ಅಲ್ಲಿ ಕೆಲಸ ಮಾಡುತ್ತಿದ್ದಾಗ ಎಲ್ಲರನ್ನೂ ಸೇರಿಸಿಕೊಂಡು ಉತ್ತಮವಾಗಿ ಕಾರ್ಯನಿರ್ವಹಿಸುವ ತಂಡಗಳನ್ನು ತಯಾರು ಮಾಡಿ ಒಂದು ನಿರ್ದಿಷ್ಟ ಗುರಿಯತ್ತ ಕಂಪನಿಯನ್ನು ಕೊಂಡೊಯ್ದಿರುತ್ತೇವೆ. ನಮ್ಮ ಸೇವಾವಧಿ ಮುಗಿದಾಗ ಕಂಪನಿಯ ಕಾರ್ಯ ಸಂಸ್ಕೃತಿಯಲ್ಲಿ ನಮ್ಮದೇ ಆದ ಪರಂಪರೆಯನ್ನು ಬಿಟ್ಟು ಹೋಗಿರುತ್ತೇವೆ. ಆದರೆ ವರ್ಷಗಳು ಉರುಳಿದಂತೆ ಅವುಗಳಲ್ಲಿ ಕೆಲವೇ ಕೆಲವು ಪರಂಪರೆಗಳು ಮಾತ್ರ ಉಳಿದಿರುತ್ತವೆ. ಕೆಲವೊಮ್ಮೆ ಸಂದರ್ಭಗಳು ಹೇಗೆ ಬರುತ್ತವೆ ಅಂದರೆ ಎಲ್ಲವೂ ವರ್ಷಗಳ ಬದಲು ತಿಂಗಳುಗಳಲ್ಲಿಯೇ ಬದಲಾಗಿ ಬಿಡುತ್ತವೆ. ಆದರೆ ನಮ್ಮದಾಗಿದ್ದ ಕಾಲದಲ್ಲಿ ಅರ್ಥಪೂರ್ಣವಾಗಿದ್ದನ್ನು ನಾವು ಮಾಡಿದ್ದೆವು ಎನ್ನುವುದಷ್ಟೇ ಆಗ ಮುಖ್ಯವಾಗುತ್ತದೆ. ನೀವು ವರ್ಷಗಳ ಕಾಲ ಕಟ್ಟಿದ್ದು ರಾತ್ರೋರಾತ್ರಿ ಹಾಳುಗೆಡವಲ್ಪಡಬಹುದು. ಆದರೆ ನೀವು ಏನನ್ನು ಸಾಧಿಸಿದ್ದೀರೋ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನೀವು ಹೆಮ್ಮೆಯಿಂದ ಸಂತೋಷದಿಂದ ನೆನಪಿಸಿಕೊಳ್ಳಬಹುದಾದದ್ದನ್ನು ನೀವು ಮಾಡಿದ್ದೀರಿ. ನೀವು ಕಟ್ಟಿದ್ದು ಭವಿಷ್ಯದಲ್ಲಿಯೂ ಅನೇಕ ಕಾಲ ಬಾಳಿದರೆ ಅದು ಖುಷಿ ಕೊಡುತ್ತದೆ ಎನ್ನುವುದೇನೋ ಸರಿ, ಆದರೆ ಬಹಳ ಕಾಲ ಬರುವುದಿಲ್ಲ ಎಂದು ಕಟ್ಟುವುದನ್ನು ನಿಲ್ಲಿಸಬೇಡಿ. ಕಟ್ಟುವುದರಿಂದ ಸಿಗುವ ಅರ್ಥ ಮತ್ತು ಆನಂದ ಬಹಳ ಕಾಲ ಇರುತ್ತದೆ. ಅದು ಎಂದೆಂದಿಗೂ ನಿಮ್ಮದಾಗಿರುತ್ತದೆ. ನೀವು ವರ್ಷಗಳ ಕಾಲ ಕಟ್ಟಿದ್ದು ರಾತ್ರೋರಾತ್ರಿ ಹಾಳುಗೆಡವಲ್ಪಡಬಹುದು. ಏನೇ ಆಗಲಿ, ಕಟ್ಟಿಯೇ ಕಟ್ಟಿ. ಅಧ್ಯಾಯ 10. ಜನಕ್ಕೆ ನಿಜವಾಗಲೂ ಸಹಾಯ ಬೇಕು. ಆದರೆ ನೀವು ಅವರಿಗೆ ಸಹಾಯ ಮಾಡಿದರೆ ಅವರು ನಿಮ್ಮ ಮೇಲೆಯೇ ಆಕ್ರಮಣ ಮಾಡಬಹುದು. ಆದರೂ ಸಹಾಯ ಮಾಡಿ. ನಾನು ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗ ಬಹಳ ವಯಸ್ಸಾಗಿದ್ದ ಹಿರಿಯರೊಬ್ಬರಿಗೆ ಡ್ರೈವರ್ ಆಗಿ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದೆ. ಅವರು ಜೀವನದಲ್ಲಿ ಸಾಧನೆ ಮಾಡಿದ್ದ ದೊಡ್ಡ ಮನುಷ್ಯರಾಗಿದ್ದರು. ಒಂದು ದೊಡ್ಡ ಉದ್ದಿಮೆಯನ್ನು ಪ್ರಾರಂಭಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಬಹಳ ಬುದ್ಧಿವಂತರೂ ಆಗಿದ್ದ ಅವರು ಆ ಮುಪ್ಪಿನಲ್ಲಿಯೂ ತಮ್ಮ ಮನಸ್ಸನ್ನು ಕ್ರಿಯಾಶೀಲವಾಗಿ ಇಟ್ಟುಕೊಂಡಿದ್ದರಾದರೂ ಅಷ್ಟೇನೂ ಚೆನ್ನಾಗಿ ಕೆಲಸ ಮಾಡುತ್ತಿಲ್ಲದ ದೇಹದಲ್ಲಿ ಬಂಧಿಯಾಗಿ ಬಿಟ್ಟಿದ್ದರು. ಅವರಿಗೆ ನಡೆಯಲು ಬಹಳ ಕಷ್ಟವಾಗುತ್ತಿತ್ತು. ಮೆಟ್ಟಲುಗಳನ್ನು ಹತ್ತಲು ಆಗುತ್ತಲೇ ಇರಲಿಲ್ಲ. ಅನ್ನನಾಳದ ತೊಂದರೆಯಿಂದಾಗಿ ಊಟ ತಿಂಡಿ ತಿನ್ನಲು ಬಹಳ ತ್ರಾಸವಾಗುತ್ತಿತ್ತು. ತಿನ್ನುವಾಗ ಆಗಾಗ್ಗೆ ವಾಂತಿಯಾಗಿ ಬಿಡುತ್ತಿತ್ತು. ಮುಖಕ್ಷೌರ ಮಾಡಿಕೊಳ್ಳುವುದಾಗಲಿ ಸ್ನಾನ ಮಾಡುವುದಾಗಲಿ ಪ್ರಯಾಸವಾಗಿದ್ದರಿಂದ ವೇಷಭೂಷಣಗಳಲ್ಲಿ ಒಪ್ಪ ಓರಣವಿರಲಿಲ್ಲ. ಗಲೀಜಾಗಿ ಅವಲಕ್ಷಣವಾಗಿ ಕಾಣಿಸುತ್ತಿದ್ದರು. ಆಗಾಗ್ಗೆ ಗಬ್ಬೂ ಹೊಡೆಯುತ್ತಿದ್ದರು. ಅವರನ್ನು ಪಾರ್ಕಿಗೆ, ಹೋಟೆಲಿಗೆ ಅಥವಾ ಅವರು ಇಷ್ಟಪಟ್ಟ ಜಾಗಕ್ಕೆ ಕರೆದುಕೊಂಡು ಹೋಗುವುದು ನನ್ನ ಕೆಲಸವಾಗಿತ್ತು. ಮೆಟ್ಟಿಲುಗಳನ್ನು ಹತ್ತಿ ಇಳಿಯಬೇಕಿಲ್ಲದ ಸಲೀಸಾಗಿ ನಡೆದು ಹೋಗಬಹುದಾದ ದಾರಿಯಲ್ಲಿ ಅವರನ್ನು ಕರೆದುಕೊಂಡು ಹೋಗುವುದು ನನ್ನ ಕರ್ತವ್ಯವಾಗಿತ್ತು. ಹಾಗಾಗಿ ಆ ಸಮಯದಲ್ಲಿ ಮೆಟ್ಟಿಲು, ಪಾದಾಚಾರಿ ರಸ್ತೆಯಲ್ಲಿಯ ಏರಿಳಿತಗಳು, ಎಲಿವೇಟರ್ಗಳ ಮೂಲಕ ಪ್ರಪಂಚವನ್ನು ನೋಡಲು ಕಲಿತೆ. ಅವರು ಕಾರಿನಿಂದ ಇಳಿಯಲು ಹತ್ತಲು ಸಹಾಯ ಮಾಡುತ್ತಿದ್ದೆ. ಕೈ ಹಿಡಿದು ನಡೆಯಲು ಸಹಾಯ ಮಾಡುತ್ತಿದ್ದೆ. ಊಟ ಮಾಡುತ್ತಾ ಮೈಮೇಲೆಲ್ಲಾ ಚೆಲ್ಲಿಕೊಳ್ಳುತ್ತಿದ್ದರಿಂದ ಆ ಸಮಯದಲ್ಲಿ ಅವರ ಅಂಗಿ ಮತ್ತು ಪ್ಯಾಂಟ್ ಒರೆಸಲು ಹಾಗೂ ವಾಂತಿ ಮಾಡಿಕೊಂಡಾಗ ಟೇಬಲ್ ಒರೆಸಲು ಸದಾ ಸಿದ್ಧನಾಗಿ ಇರುತ್ತಿದ್ದೆ. ಪ್ರತಿ ಏರು ತಗ್ಗಿನಲ್ಲೂ ಪ್ರತಿ ಹೆಜ್ಜೆಗೂ ಅವರಿಗೆ ಸಹಾಯ ಮಾಡುತ್ತಿದ್ದೆ. ಇದೆಲ್ಲದರಿಂದಾಗಿ ನಾವು ನಿಜಕ್ಕೂ ಸ್ನೇಹಿತರಂತೆ ಇರಬೇಕಿತ್ತು. ನನಗೆ ಅವರು ಇಷ್ಟವಾಗುತ್ತಿದ್ದರು. ಅವರ ಅನುಭವಗಳನ್ನು ಕೇಳಲು ಇಷ್ಟವಾಗುತ್ತಿತ್ತು. ಅವರ ಸಾಧನೆಗಳಿಂದ ನಾನು ನಿಜಕ್ಕೂ ಪ್ರಭಾವಿತನಾಗಿದ್ದೆ. ಹೀಗಿದ್ದರೂ ನನ್ನ ಬಗ್ಗೆ ಅವರು ಯಾವಾಗಲೂ ಅಸಮಾಧಾನದಿಂದ ಸಿಡುಕುತ್ತಿದ್ದದ್ದನ್ನು ಮಾತ್ರ ಒಪ್ಪಿಕೊಳ್ಳಲು ಕಷ್ಟವಾಗುತ್ತಿತ್ತು. ಅವರು ಕಾರಿನಿಂದ ಇಳಿಯುವಾಗ ಸರಿಯಾಗಿ ಸಹಾಯ ಮಾಡಲಿಲ್ಲ. ಅವರ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡು ಬಿಟ್ಟಿದ್ದೆ. ಕೈಯನ್ನು ಬಹಳ ಸಡಿಲವಾಗಿ ಹಿಡಿದುಕೊಂಡಿದ್ದೆ. ಊಟಕ್ಕೆ ಕೆಟ್ಟ ಹೋಟೆಲ್ ಅನ್ನು ಆಯ್ಕೆ ಮಾಡಿರುವೆ. ಕಿಟಕಿಯ ಹತ್ತಿರದ ಚಳಿಯಾಗುತ್ತಿರುವ ಟೇಬಲ್ ಹಿಡಿದಿದ್ದೇವೆ. ಅವರು ಬಯಸಿದ್ದ ತಿಂಡಿ ಅಲ್ಲಿ ಸಿಗಲಿಲ್ಲ. ಹೀಗೆ ದೂರುಗಳೋ ದೂರುಗಳು. ನಾನು ಅವರಿಗೆ ಸಹಾಯ ಮಾಡಲು ಆರಂಭಿಸಿ ವಾರಗಳು ಉರುಳಿದವು. ಅನೇಕ ಕಡೆ ಹೋಗಿ ಬರುತ್ತಲೇ ಇದ್ದೇವೆ. ಆದರೆ ಅವರ ಪ್ರಕಾರ ಯಾವಾಗಲೂ ನಾನು ತಪ್ಪನ್ನೇ ಮಾಡುತ್ತಿದ್ದೇನೆ. ಒಮ್ಮೊಮ್ಮೆ ನನಗೆ ವಿಪರೀತ ಕೋಪ ಬಂದುಬಿಡುತ್ತಿತ್ತು. ಅಂತಹ ಸಮಯದಲ್ಲೆಲ್ಲ ಛೆ, ನಾನು ಏನೋ ಸಹಾಯ ಮಾಡಲು ಎಂದು ಬಂದರೆ ಎಂದು ಅರಚಲು ಬಾಯಿಗೆ ಬಂದುಬಿಡುತ್ತಿತ್ತು. ಆದರೂ ನಾನು ಬಾಯಿ ಮುಚ್ಚಿಕೊಂಡು ಇರುತ್ತಿದ್ದೆ. ಒಂದು ದಿನ ಊಟಕ್ಕೆಂದು ಹೊರಗೆ ಹೋಗಲು ಅವರು ಸಿದ್ಧವಾಗುತ್ತಿದ್ದರು. ನಾನು ಕಾಯುತ್ತಾ ನಿಂತಿದ್ದೆ. ಆಗ ಅವರಿರುವ ಪರಿಸ್ಥಿತಿಯಲ್ಲಿ ಯಾರೇ ಇರಲಿ ಅವರಿಗೆ ತಮ್ಮ ಬಗ್ಗೆ ಏನೆನಿಸುತ್ತದೆ ಎನ್ನುವುದನ್ನು ಯೋಚಿಸಲು ಪ್ರಾರಂಭಿಸಿದೆ. ತನ್ನ ಕೆಲಸವನ್ನೂ ಮಾಡಿಕೊಳ್ಳಲಾಗದ ಸ್ಥಿತಿ ಒಬ್ಬ ಮನುಷ್ಯನಿಗೆ ಆಗಿಬಿಟ್ಟಾಗ ಆತನಿಗೆ ಹೇಗೆ ಅನ್ನಿಸುತ್ತದೆ ಎಂದು ಕಲ್ಪಿಸಿಕೊಳ್ಳುತ್ತಿದ್ದೆ. ಆಗ ನನಗೆ ಅರ್ಥವಾದದ್ದು ಏನೆಂದರೆ ಆ ಮುದುಕಪ್ಪನಿಗೆ ನನ್ನ ಬಗ್ಗೆ ಕಿರಿಕಿರಿ ಆಗುತ್ತಿಲ್ಲ. ಬದಲಿಗೆ ಕಾರಿನಿಂದ ಸ್ವತಃ ತಾವೇ ಇಳಿಯಲಾಗದ್ದಕ್ಕೆ, ಯಾರ ಆಸರೆಯೂ ಇಲ್ಲದೆ ನಡೆಯಲಾಗದ್ದಕ್ಕೆ, ಮೆಟ್ಟಲುಗಳನ್ನು ಹತ್ತಲಾಗದ್ದಕ್ಕೆ, ವಾಂತಿ ಮಾಡದೆ ತಿನ್ನಲು ಆಗದೆ ಇರುವುದಕ್ಕೆ ಅವರಿಗೆ ತಮ್ಮ ಬಗ್ಗೆಯೇ ಕಿರಿಕಿರಿ ಆಗುತ್ತಿದೆ. ಅವರಿಗೆ ನನ್ನ ಮೇಲೆ ಕೋಪ ಇಲ್ಲ, ಬದಲಿಗೆ ತಮ್ಮ ಜೀವನದ ಬಗ್ಗೆಯೇ ಕೋಪ ಇದೆ. ಇದು ಅರ್ಥವಾದ ಮೇಲೆ ನನಗೆ ಎಲ್ಲವೂ ಸುಲಭವಾಗಿ ಬಿಟ್ಟಿತು. ಆಮೇಲೆಯೂ ಅವರು ಗೊಣಗುವುದನ್ನು, ರೇಗುವುದನ್ನು ನಿಲ್ಲಿಸಲಿಲ್ಲ. ಆದರೆ ಅವರ ಗುಣಗಾಟ ನನಗೆ ಅಸಮಾಧಾನ ಉಂಟುಮಾಡುತ್ತಿರಲಿಲ್ಲ. ಯಾವುದೋ ಒಂದು ವಿಷಯಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ನಮಗೆಲ್ಲರಿಗೂ ಸಹಾಯ ಬೇಕಿರುತ್ತದೆ. ಹೊಸದನ್ನು ಕಲಿಯಲು, ಸಮಸ್ಯೆಗಳನ್ನು ನಿಭಾಯಿಸಲು, ಸಮಯ ಹೊಂದಿಸಿಕೊಳ್ಳಲು, ಹಣದ ತಾಪತ್ರಯಗಳಿಗೆ, ಜೀವನದಲ್ಲಿನ ಬೇರೆ ಬೇರೆ ತೊಂದರೆಗಳಿಗೆ ಅನೇಕ ರೀತಿಯಲ್ಲಿ ಅನೇಕರಿಂದ ಸಹಾಯ ಬೇಕಾಗಿರುತ್ತದೆ. ನಮ್ಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು, ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲು, ನೈತಿಕ ದ್ವಂದ್ವಗಳನ್ನು ಪರಿಹರಿಸಿಕೊಳ್ಳಲು ಇನ್ನೊಬ್ಬರ ಸಹಾಯ ಬೇಕೇ ಬೇಕು. ಯಾರಿಗೂ ಎಲ್ಲವೂ ಗೊತ್ತಿರುವುದಿಲ್ಲ, ಹಾಗೂ ಎಲ್ಲವನ್ನೂ ಒಬ್ಬರೇ ಮಾಡಲು ಸಾಧ್ಯವೂ ಇಲ್ಲ. ಯಾವಾಗ ನಮಗೆ ಸಹಾಯ ಬೇಕು ಮತ್ತು ಅದು ಎಲ್ಲಿ ಸಿಗುತ್ತದೆ ಎಂದು ತಿಳಿದುಕೊಳ್ಳುವುದು ನಮ್ಮ ಉಳಿವಿಗೆ, ಅಸ್ತಿತ್ವಕ್ಕೆ, ಸಂತೋಷಕ್ಕೆ ಅತ್ಯವಶ್ಯಕ. ಸಹಾಯದ ಅಗತ್ಯ ಇದ್ದರೂ ಕೆಲವರು ತಮಗೆ ಅದರ ಅಗತ್ಯ ಇಲ್ಲ ಎಂದು ನಿರಾಕರಿಸುತ್ತಾರೆ. ಅವರು ತಮ್ಮ ಅಸಾಮರ್ಥ್ಯಗಳನ್ನು ಎದುರಿಸಲು ಇಷ್ಟಪಡುವುದಿಲ್ಲ. ಇನ್ನು ಕೆಲವರಿಗೆ ತಮ್ಮ ಸಹಾಯದ ಅವಶ್ಯಕತೆ ಇದೆ ಎಂದು ಗೊತ್ತಿರುತ್ತದೆ. ಆದರೆ ಯಾರಾದರೂ ಸಹಾಯ ಮಾಡಲು ಬಂದರೆ ಸಿಟ್ಟಾಗುತ್ತಾರೆ. ಅಸಹಾಯಕರಂತೆ ಕಾಣುವುದಾಗಲಿ, ಇನ್ನೊಬ್ಬರ ಮೇಲೆ ಅವಲಂಬಿತವಾಗುವುದಾಗಲಿ ಅವರಿಗೆ ಇಷ್ಟವಾಗುವುದಿಲ್ಲ. ಅವರಿಗೆ ಸಹಾಯದ ಅಗತ್ಯವಿರುವುದು ಎದ್ದು ಕಾಣಿಸುತ್ತಿದ್ದರೂ ನೀವು ಸಹಾಯ ಮಾಡಲು ಮುಂದಾದ ತಕ್ಷಣ ಅದಕ್ಕೆ ಕೆಟ್ಟದಾಗಿ ಪ್ರತಿಕ್ರಿಯಿಸಿಬಿಡುತ್ತಾರೆ. ಕೆಲವೊಮ್ಮೆ ನಿಮ್ಮ ಮೇಲೆ ಹಲ್ಲೆಯೂ ಮಾಡಿಬಿಡುತ್ತಾರೆ. ಹಾಗೆಲ್ಲ ಅವರು ತಮ್ಮ ಆತ್ಮಾಭಿಮಾನದೊಂದಿಗೆ, ತಾವೇ ಕಟ್ಟಿಕೊಂಡಿರುವ ತಮ್ಮ ಇಮೇಜಿನೊಂದಿಗೆ ಗುದ್ದಾಡುತ್ತಿರಬಹುದು. ತಾವೀಗ ಏನು ಮಾಡಬೇಕು ಎಂದಾಗಲಿ, ತಾವು ಅಂದುಕೊಂಡಂತೆ ಯಾವುದೂ ನಡೆಯುತ್ತಿಲ್ಲ ಎಂಬುದಾಗಲಿ, ಹಿಂದೆ ತಾವು ಚೆನ್ನಾಗಿದ್ದಾಗ ಇದ್ದಂತೆ ಈಗ ಬದುಕು ಇಲ್ಲ ಎಂಬುದಾಗಲಿ ಅವರಿಗೆ ಗೊತ್ತಾಗದೇ ಹೋಗಿರಬಹುದು. ಕೆಲವೊಮ್ಮೆ ಸಿಗುವ ಸಹಾಯಗಳೂ ಕೆಟ್ಟದಾಗಿರುತ್ತವೆ ಅಥವಾ ಕೆಟ್ಟ ರೀತಿಯಲ್ಲಿ ಕೊಡಲಾಗಿರುತ್ತದೆ. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವಾಗ ಅದರ ಘನತೆಯನ್ನು ಕಾಪಾಡುವ ಹಾಗೆ ಮತ್ತು ಅವರಿಗೆ ಅದನ್ನು ಸ್ವೀಕರಿಸಲು ಇಲ್ಲವೇ ನಿರಾಕರಿಸಲು ಆಯ್ಕೆ ಇರುವ ಹಾಗೆ ಕೊಡಬೇಕು. ಸಹಾಯ ಕೊಡಲು ಮುಂದಾಗುವುದಕ್ಕಿಂತ ಮೊದಲು ಅವರಿಗೆ ಅದರ ಅವಶ್ಯಕತೆ ನಿಜವಾಗಲೂ ಇದೆ ಎನ್ನುವುದನ್ನು ಗಮನಿಸಿ ಖಚಿತಪಡಿಸಿಕೊಳ್ಳಬೇಕು. ನಾವು ನೀಡುವ ಸಹಾಯ ಸಮಂಜಸವಾಗಿರುವಂತೆ, ಗೌರವಯುತವಾಗಿರುವಂತೆ ನೋಡಿಕೊಳ್ಳಬೇಕು. ಇನ್ನೊಬ್ಬರಿಗೆ ಸಹಾಯದ ಅವಶ್ಯಕತೆ ಇದೆ ಎಂದ ಮಾತ್ರಕ್ಕೆ ಏನೋ ದೊಡ್ಡ ಉಪಕಾರ ಮಾಡುತ್ತಿರುವಂತೆ ಆಗಲಿ, ದೊಡ್ಡ ಸ್ಥಿಕೆ ಯಜಮಾನಿಕೆ ಮಾಡುವುದಾಗಲಿ ಮಾಡಬಾರದು. ಸಹಾಯದ ಅಗತ್ಯ ಇರುವ ಕೆಲವರು ಈ ಮುಂಚೆ ವಿಶ್ವಾಸದ್ರೋಹಕ್ಕೆ ಒಳಗಾಗಿರಬಹುದು, ಅವರ ನಿರೀಕ್ಷೆಗಳು ಸುಳ್ಳಾಗಿರಬಹುದು. ಹಾಗಾಗಿ ಮತ್ತೊಮ್ಮೆ ಆಶಾಭಂಗಕ್ಕೊಳಗಾಗುವುದನ್ನಾಗಲಿ ದ್ರೋಹಕ್ಕೊಳಗಾಗುವುದನ್ನಾಗಲಿ ಅವರು ಬಯಸುವುದಿಲ್ಲ. ಅಂತಹ ಸನ್ನಿವೇಶದಲ್ಲಿ ಅವರು ಸಹಾಯಕ್ಕೆ ತೆರೆದುಕೊಳ್ಳದೆ ಹೋಗಬಹುದು, ನಮ್ಮನ್ನು ಬೇಗನೆ ನಂಬದೇ ಇರಬಹುದು. ಇನ್ನೊಬ್ಬರಿಗೆ ನಿಜವಾಗಲೂ ಸಹಾಯದ ಅವಶ್ಯಕತೆ ಇದೆಯಾ ಎಂದು ನಿಮಗೆ ಸಂದೇಹ ಹುಟ್ಟಿದ ಸಮಯದಲ್ಲಿ ಮೂಲಭೂತ ಅಗತ್ಯಗಳ ಬಗ್ಗೆ ಯೋಚಿಸಿ ಅದರ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳಿ. ಊಟ, ಬಟ್ಟೆ, ವಸತಿ, ಇವು ಮನುಷ್ಯನಿಗೆ ಮೂಲಭೂತ ಅಗತ್ಯಗಳು. ಅದರ ಮೇಲೆ ಮನುಷ್ಯನಿಗೆ ಸ್ನೇಹಿತರು ಬೇಕು, ಅರ್ಥಪೂರ್ಣವಾದ ಚಟುವಟಿಕೆಗಳು ಬೇಕು. ಜನರನ್ನು ಗಮನಿಸುವುದರಿಂದ, ಪ್ರಶ್ನೆಗಳನ್ನು ಕೇಳುವುದರಿಂದ, ಅವರು ಹೇಳುವುದನ್ನು ಗಮನವಿಟ್ಟು ಕೇಳಿಸಿಕೊಳ್ಳುವುದರಿಂದ ಅವರಿಗೆ ಬೇಕಾದ ಅಗತ್ಯಗಳು ಏನು ಎಂದು ನೀವು ಕಂಡುಕೊಳ್ಳಬಹುದು. ಅದಾದ ಮೇಲೆ ಅದನ್ನು ನೀಡುವ ಅತ್ಯುತ್ತಮ ವಿಧಾನದ ಬಗ್ಗೆ ಯೋಚಿಸಿ. ನೀವು ಯಾವ ಕಡೆ ನೋಡಿದರೂ ಸಹಾಯದ ಅಗತ್ಯ ಇರುವ ಜನ ನಿಮಗೆ ಕಾಣಿಸುತ್ತಾರೆ. ಯಾವಾಗಲೂ ನಿಮ್ಮ ಕೈಲಾದ ಸಹಾಯ ಮಾಡುತ್ತಲೇ ಇರಿ. ಸಹಾಯ ಮಾಡಲು ಮುಂದಾದ ತಕ್ಷಣ ಅಥವಾ ನಂತರ ಕೆಲವೊಮ್ಮೆ ಅವರು ನಿಮ್ಮ ಮೇಲೆಯೇ ದಾಳಿ ಮಾಡಬಹುದು. ಆದರೆ ನೆನಪಿಡಿ, ಆ ದಾಳಿ ನಿಮ್ಮ ಮೇಲೆ ಮಾಡಿದ ದಾಳಿ ಆಗಿಲ್ಲದೇ ಇರಬಹುದು. ಅವರು ತಮ್ಮ ಸ್ಥಿತಿಯ ಮೇಲೆಯೇ ಕೋಪಗೊಂಡಿರಬಹುದು ಅಥವಾ ತಮ್ಮ ಅಸಹಾಯಕ ಭಾವನೆಗಳ ವಿರುದ್ಧ ಹೋರಾಡುತ್ತಿರಬಹುದು. ಆದರೆ ಆ ದಾಳಿಗಳು ನಿಮ್ಮನ್ನು ನಿಲ್ಲಿಸಲು ಬಿಡಬೇಡಿ. ಬೇರೆಯವರು ನಿಮಗೆ ಅನೇಕ ಸಲ ಸಹಾಯ ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ. ಈಗ ನಿಮ್ಮ ಸರದಿ. ಅವಶ್ಯಕತೆ ಇರುವವರಿಗೆ ಸಮಂಜಸವಾದ ರೀತಿಯಲ್ಲಿ ಸಹಾಯ ಮಾಡುವುದರಿಂದ ಹಾಗೂ ಅವರ ಜೀವನದ ಗುಣಮಟ್ಟ ಉತ್ತಮವಾಗಲು ಶ್ರಮಿಸುವುದರಿಂದ ನಿಮ್ಮಲ್ಲಿ ಆಳವಾದ ಅರ್ಥ ಹುಟ್ಟುತ್ತದೆ. ಅದನ್ನು ಸಂತೋಷದಿಂದ ಅನುಭವಿಸಿ. ಜನಕ್ಕೆ ನಿಜವಾಗಲೂ ಸಹಾಯ ಬೇಕು. ಆದರೆ ನೀವು ಅವರಿಗೆ ಸಹಾಯ ಮಾಡಿದರೆ ಅವರು ನಿಮ್ಮ ಮೇಲೆಯೇ ಆಕ್ರಮಣ ಮಾಡಬಹುದು. ಆದರೂ ಸಹಾಯ ಮಾಡಿ. ಅಧ್ಯಾಯ 11. ನಿಮ್ಮ ಕೈಲಾದುದನ್ನು, ನಿಮ್ಮೆಲ್ಲಾ ಒಳ್ಳೆಯದನ್ನು ಜಗತ್ತಿಗೆ ನೀಡಿ. ಆಗಲೂ ಜನ ನಿಮ್ಮ ಹಲ್ಲುದುರಿಸಬಹುದು. ಆದರೂ ನಿಮ್ಮೆಲ್ಲಾ ಒಳ್ಳೆಯದನ್ನು ಜಗತ್ತಿಗೆ ನೀಡಿ. ಹೈ ನೂನ್ ಎಂಬ ಪ್ರಸಿದ್ಧ ಚಲನಚಿತ್ರದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಸ್ಥಾಪಿಸುವ ಪೊಲೀಸ್ ಮುಖ್ಯಸ್ಥ ಕೇನ್ ಎನ್ನುವವನ ಪಾತ್ರದಲ್ಲಿ ಗ್ಯಾರಿ ಕೂಪರ್ ನಟಿಸಿದ್ದಾನೆ. ತನ್ನ ಪಟ್ಟಣಕ್ಕೆ ಹಲವಾರು ವರ್ಷಗಳ ಸೇವೆ ಸಲ್ಲಿಸಿದ ಮೇಲೆ ಮದುವೆಯಾಗಲು ತೀರ್ಮಾನಿಸುವ ಕೇನ್ ಮದುವೆಯ ನಂತರ ಪೊಲೀಸ್ ಕೆಲಸವನ್ನು ಬಿಟ್ಟು ಬೇರೆ ಊರಿಗೆ ಹೋಗಲು ತೀರ್ಮಾನಿಸುತ್ತಾನೆ. ಅಂದು ಆತನ ಮದುವೆಯ ದಿನ. ಮದುವೆಯ ಸಮಾರಂಭ ಆದ ಕೆಲವೇ ನಿಮಿಷಗಳಲ್ಲಿ ಕೇನ್ಗೆ ಒಂದು ಸುದ್ದಿ ಬರುತ್ತದೆ. ಆತ ಹಲವಾರು ವರ್ಷಗಳ ಹಿಂದೆ ಬಂಧಿಸಿ ಜೈಲಿಗೆ ತಳ್ಳಿದ್ದ ರೌಡಿಯೊಬ್ಬ ಈಗ ಜೈಲಿನಿಂದ ಬಿಡುಗಡೆಯಾಗಿದ್ದು, ಸೇಡು ತೀರಿಸಿಕೊಳ್ಳಲು ಆತ ಇನ್ನು ಕೇವಲ 2 ಗಂಟೆಗಳಲ್ಲಿ ನಗರಕ್ಕೆ ಬರಲಿದ್ದಾನೆ ಎನ್ನುವುದೇ ಆ ಸುದ್ದಿ. ಆ ಗೂಂಡಾನ 3 ಚೇಲಾಗಳು ರೈಲು ಸ್ಟೇಷನ್ಗಳಲ್ಲಿ ಆತ ಬಂದಿಳಿಯುವುದನ್ನೇ ಕಾಯುತ್ತಿರುತ್ತಾರೆ. ಆ ಗೂಂಡ ರೈಲಿನಿಂದ ಇಳಿದ ತಕ್ಷಣ ಆ 3 ಅವನ ಜೊತೆ ಸೇರಿಕೊಂಡು ಕೇನ್ನನ್ನು ಕೊಲ್ಲಲು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಬರಲಿದ್ದಾರೆ. ಇದನ್ನು ಕೇಳಿದ ಕೇನ್ ಊರನ್ನು ಬಿಟ್ಟು ಓಡಿ ಹೋಗುವ ಬದಲಿಗೆ ಅವರನ್ನು ಎದುರಿಸಿ ಹೋರಾಡಲು ತೀರ್ಮಾನಿಸುತ್ತಾನೆ. ಕಳಚಿದ್ದ ತನ್ನ ಪೊಲೀಸ್ ಬ್ಯಾಡ್ಜ್ ಅನ್ನು ಮತ್ತೆ ಧರಿಸಿ ಹೋರಾಟದಲ್ಲಿ ತನಗೆ ಹೆಗಲು ನೀಡುವಂತೆ ಪಟ್ಟಣದ ನಾಗರಿಕರನ್ನು ಕೇಳಿಕೊಳ್ಳುತ್ತಾನೆ. ಆದರೆ ಪಟ್ಟಣದ ನಾಗರಿಕರೆಲ್ಲ ನಿರಾಕರಿಸಿಬಿಡುತ್ತಾರೆ. ಕೊನೆಗೆ ಆ 4 ಜನರನ್ನು ಕೇನ್ ಏಕಾಂಗಿಯಾಗಿ ಎದುರಿಸುವಂತಾಗಿಬಿಡುತ್ತದೆ. ಕೇನ್ನನ್ನು ಪಟ್ಟಣದ ಜನ ಗೌರವಿಸುತ್ತಿದ್ದರು. ತಮ್ಮೂರಿಗೆ ಶಾಂತಿಯನ್ನು ಮರಳಿಸಿದ, ಅದನ್ನು ಹಲವಾರು ವರ್ಷಗಳ ಕಾಲ ಕಾಪಾಡಿದ ಕೇನ್ನ ಬಗ್ಗೆ ಅವರಲ್ಲಿ ಬಹಳಷ್ಟು ಜನ ಕೃತಜ್ಞರೂ ಆಗಿದ್ದರು. ಆದರೆ ಈಗ ಆತನಿಗೆ ಅವರ ಸಹಾಯ ತೀರ ಅಗತ್ಯವಾಗಿರುವ ಸಮಯದಲ್ಲಿ ಅವನನ್ನು ಉಂಟಿ ಮಾಡಿಬಿಡುತ್ತಾರೆ. ಆತ ಆ ಪಟ್ಟಣಕ್ಕೆ ತನ್ನ ಕೈಲಾದುದನ್ನೆಲ್ಲ ಮಾಡಿದ್ದ. ಈಗಲೂ ಆತ ಅಲ್ಲಿಯೇ ಉಳಿದ ಮತ್ತು ತಾನು ಮಾಡಲೇಬೇಕಾಗಿದ್ದ ಹೋರಾಟವನ್ನು ಮಾಡಿದ. ನೀವು ನಿಮ್ಮ ಕೈಲಾದುದನ್ನೆಲ್ಲ, ನಿಮ್ಮ ಅತ್ಯುತ್ತಮ ಪರಿಶ್ರಮವನ್ನೆಲ್ಲ, ನಿಮ್ಮ ಒಳ್ಳೆಯತನವನ್ನೆಲ್ಲ ಧಾರೆ ಎರೆದಿದ್ದರೂ ಅದರಿಂದ ಏನು ಸಿಗಬಹುದು ಎಂದು ಹೇಳುವುದು ಕಷ್ಟ. ನೀವು ಮಾಡಿದ ಕೆಲಸವನ್ನು ಬಹುಶಃ ಜನ ಪ್ರಶಂಸಿಸಬಹುದು, ನಿಮಗೆ ಬೆಂಬಲ ಕೊಡಬಹುದು. ಆದರೆ ನೀವು ಕೊಡುವ ನಿಮ್ಮೆಲ್ಲಾ ಒಳ್ಳೆಯತನ ಕೆಲವೊಮ್ಮೆ ಜನರಲ್ಲಿ ಹೊಟ್ಟೆಕಿಚ್ಚು ಮತ್ತು ವೈರವನ್ನು ಬೆಳೆಸಬಹುದು. ಇದನ್ನೆಲ್ಲ ನೀವು ಸ್ವಾರ್ಥದ ದುರುದ್ದೇಶ ಇಟ್ಟುಕೊಂಡು ಮಾಡುತ್ತಿದ್ದೀರಿ ಎಂದು ಕೆಲವರು ಅನ್ನಬಹುದು. ನಿಮಗೆ ನಿಜವಾದ ಶತ್ರುಗಳು, ಕೊಟ್ಟಿ ಸ್ನೇಹಿತರು ಹುಟ್ಟಬಹುದು. ಕೀಳು ಮನಸ್ಸಿನ ಜನ ನಿಮ್ಮನ್ನು ಹೊಡೆದುರುಳಿಸಲೂಬಹುದು. ನೀವು ವರ್ಷಗಟ್ಟಲೆ ಕಟ್ಟಿದ್ದು ನಿಮ್ಮ ಕಣ್ಣ ಮುಂದೆಯೇ ನಾಶವಾಗುವುದನ್ನು ಕಾಣಬೇಕಾಗಿ ಬರಬಹುದು. ನಿಮ್ಮಿಂದ ಸಹಾಯ ಪಡೆದ ಜನರೇ ನಿಮ್ಮ ಮೇಲೆ ಹಲ್ಲೆ ಮಾಡಬಹುದು. ಒಳ್ಳೆಯದಕ್ಕಾಗಿ ಮಾಡಬೇಕಾಗಿರುವ ಹೋರಾಟವನ್ನು ನೀವೊಬ್ಬರೇ ಏಕಾಂಗಿಯಾಗಿ ಮಾಡಬೇಕಾಗಿ ಬರಬಹುದು. ನೀವು ನಿಮ್ಮದೆಲ್ಲವನ್ನೂ ಸಮಾಜಕ್ಕೆ ಕೊಟ್ಟಿದ್ದರೂ ಅದಕ್ಕೆ ನೀವು ತೆರಬೇಕಾದ ಬೆಲೆ ದುಬಾರಿ ಆಗಿರಬಹುದು. ಆದರೆ ಅದಕ್ಕಿಂತ ಹೆಚ್ಚಿನ ದುಬಾರಿ ಯಾವುದೆಂದರೆ ನಿಮ್ಮಲ್ಲಿನ ಶ್ರೇಷ್ಠವಾದುದನ್ನೆಲ್ಲ, ನಿಮ್ಮ ಕೈಲಾದುದನ್ನೆಲ್ಲ ಮಾಡದೇ ಹೋಗಿಬಿಡುವುದು. ನೀವು ನಿಮ್ಮಿಂದ ಸಾಧ್ಯವಾದದ್ದನ್ನೆಲ್ಲ ನೀಡದೇ ಇದ್ದಲ್ಲಿ ನೀವು ಏನು ಆಗಬೇಕಾಗಿದೆಯೋ ಅದು ನೀವಾಗಿಲ್ಲ. ನೀವು ವಿಶಿಷ್ಟವಾದವರು, ಅನನ್ಯವಾದವರು ಎನ್ನುವುದನ್ನು ಎಂದೂ ಮರೆಯಬೇಡಿ. ನೀವು ವಂಶವಾಹಿನಿಗಳ ಸಹಿತವಾಗಿ ಜೈವಿಕವಾಗಿಯೂ ಅನನ್ಯರು. ನಿಮ್ಮ ಪ್ರತಿಭೆ ಮತ್ತು ಅನುಭವಗಳ ಸಂಯೋಗವೂ ವಿಶಿಷ್ಟವಾದದ್ದು. ಇದರ ಅರ್ಥ ಏನೆಂದರೆ ವಿಶಿಷ್ಟವಾದ, ವಿಶೇಷವಾದ ಏನೋ ಒಂದನ್ನು ನೀವು ಈ ಜಗತ್ತಿಗೆ ಕೊಡಬಹುದಾಗಿದೆ ಎಂದು. ನಿಮ್ಮ ಕೈಯಲ್ಲಿ ಏನೆಲ್ಲ ಸಾಧ್ಯವೋ ಅದನ್ನೆಲ್ಲ ನೀಡಿದಾಗ ಮಾತ್ರ ನಿಮ್ಮ ಪಾಲಿನ ಕರ್ತವ್ಯವನ್ನು ನೀವು ಮಾಡಿದಂತಾಗುತ್ತದೆ. ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ತನ್ನ ಕೈಲಾದುದನ್ನು, ತನ್ನೆಲ್ಲ ಒಳ್ಳೆಯದನ್ನು ಯಾವ ತರಹದ ಮನುಷ್ಯ ತಾನೇ ಕೊಡದೇ ಇರಬಲ್ಲ? ಯಾಕೆ ತಾನೇ ಯಾರಾದರೂ ಹಾಗೆ ಮಾಡಲು ಹಿಂಜರಿಯುತ್ತಾರೆ? ಯಾರು ತಾನೇ ಯಾಕಾದರೂ ಎರಡನೇ ದರ್ಜೆ ಕೆಲಸ ಮಾಡಲು ಬಯಸುತ್ತಾರೆ? ಯಾವ ಸಮಯದಲ್ಲಿ ಏನನ್ನು ಮಾಡಬೇಕೆಂಬ ಸಮಯೋಚಿತ ಜಾಣ್ಮೆ ಮತ್ತು ತಂತ್ರ ಬಹಳ ಮುಖ್ಯವಾದದ್ದು ಎನ್ನುವುದೇನೋ ನಿಜ. ನಿಮ್ಮ ಅತ್ಯುತ್ತಮವಾದದ್ದನ್ನು ನೀಡಲು ಒಳ್ಳೆಯ ಅವಕಾಶಕ್ಕಾಗಿ ನೀವು ಎದುರು ನೋಡುತ್ತಿರಬಹುದು, ಅಥವಾ ಅಂತಹ ಸದವಕಾಶವನ್ನು ನೀವೇ ಸೃಷ್ಟಿಸಿಕೊಳ್ಳಲೂಬಹುದು. ಆದರೆ ಭವಿಷ್ಯದಲ್ಲಿ ಇನ್ನೂ ಚೆನ್ನಾಗಿ ಕಾರ್ಯನಿರ್ವಹಿಸಲು ನೀವು ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳುತ್ತಿರುವಾಗ ಈ ಕ್ಷಣದಲ್ಲಿ ಮಾಡಬೇಕಾದದ್ದು ಏನೋ ಒಂದು ಇರುತ್ತದೆ. ನಿಮ್ಮ ಅತ್ಯುತ್ತಮವಾದದ್ದನ್ನು ನೀಡುವುದೆಂದರೆ ಯಾವತ್ತೋ ಭವಿಷ್ಯದಲ್ಲಿ ನೀಡಬಹುದಾದದ್ದು ಅಲ್ಲ, ಬದಲಿಗೆ ಪ್ರತಿದಿನ ಮಾಡಬೇಕಿರುವುದು. ನೀವು ಈಗಾಗಲೇ ವಿಶಿಷ್ಟವಾದವರಾಗಿದ್ದೀರಿ. ಕೊಡಲು ಈಗಾಗಲೇ ನಿಮ್ಮ ಬಳಿ ಏನೋ ಒಂದು ವಿಶಿಷ್ಟವಾದದ್ದು ಇದೆ. ನೀವು ನಿಮ್ಮೆಲ್ಲಾ ಶ್ರೇಷ್ಠತೆಯನ್ನು, ನಿಮ್ಮೆಲ್ಲಾ ಒಳ್ಳೆಯದನ್ನು ಕೊಡದೇ ಇದ್ದ ಪಕ್ಷದಲ್ಲಿ ಯಾರಿಗಾಗಿ, ಇನ್ಯಾವ ಪ್ರಪಂಚಕ್ಕಾಗಿ ಅದನ್ನು ಉಳಿಸಿಕೊಂಡಿದ್ದೀರಾ? ನಿಮಗೆ ಸಿಕ್ಕಿರುವ ಈಗಿನ ಜೀವನದಲ್ಲಿ ಏನೆಲ್ಲ ಸಾಧ್ಯವೋ ಅದನ್ನೆಲ್ಲ ಮಾಡುವುದೇ ನಿಮ್ಮ ಕೆಲಸ. ನೀವು ಮಾಡುವುದಕ್ಕೆ ಪ್ರತಿಯಾಗಿ ಪ್ರಪಂಚ ನಿಮಗೇನು ಮಾಡುತ್ತದೆ ಎನ್ನುವುದು ಇಲ್ಲಿ ಮುಖ್ಯವಲ್ಲ. ಮಿಕ್ಕದ್ದೆಲ್ಲ ಹೇಗೆ ಇರಲಿ, ನೀವು ಪ್ರಪಂಚಕ್ಕೆ ನಿಮ್ಮೆಲ್ಲಾ ಒಳ್ಳೆಯತನವನ್ನು ಹಾಗೂ ನಿಮ್ಮಿಂದ ಸಾಧ್ಯವಾದುದನ್ನು ಮಾಡುವುದರಿಂದ ನಿಮಗೆ ಈ ಜೀವನದ ಅರ್ಥ ಮತ್ತು ಆತ್ಮಾರ್ಥ ದೊರಕುತ್ತದೆ. ನಿಮ್ಮ ಕೈಲಾದುದನ್ನು, ನಿಮ್ಮೆಲ್ಲಾ ಒಳ್ಳೆಯದನ್ನು ಜಗತ್ತಿಗೆ ನೀಡಿ. ಆಗಲೂ ಜನ ನಿಮ್ಮ ಹಲ್ಲು ಧರಿಸಬಹುದು, ಆದರೂ ನಿಮ್ಮೆಲ್ಲಾ ಒಳ್ಳೆಯದನ್ನು ಜಗತ್ತಿಗೆ ನೀಡಿ. ಅಧ್ಯಾಯ 12. ಈ ಅಸಂಗತ ಸತ್ಯದ ಜೀವನವನ್ನು ಜೀವಿಸುವುದು ಹೇಗೆ? ಪ್ಯಾರಾಡಾಕ್ಸಿಕಲ್ ಕಮ್ಯಾಂಡ್ಮೆಂಟ್ಗಳನ್ನು ನೀವು ಒಪ್ಪಿಕೊಂಡದ್ದೇ ಆದರೆ ಈ ಹುಚ್ಚು ಪ್ರಪಂಚದಲ್ಲಿ ಆತ್ಮಾರ್ಥವನ್ನು ಕಂಡುಕೊಳ್ಳುತ್ತೀರಿ. ಆ ಮೂಲಕ ಈ ಅಸಂಗತ ಮಾತುಗಳ ವಿರುದ್ಧಾರ್ಥದ ಜೀವನವನ್ನು ಜೀವಿಸಲು ಸ್ವತಂತ್ರರಾಗುತ್ತೀರಿ. ಉತ್ತಮ ಜೀವನಕ್ಕೆ 10 ಸೂತ್ರಗಳಾದ ಇವನ್ನು ಪಾಲಿಸಿದರೆ ನೀವು ನಿಜವಾಗಲೂ ಯಾವ ಮನುಷ್ಯನಾಗಬೇಕಿದೆಯೋ ಅದು ಆಗಲು ಸಾಧ್ಯವಾಗುತ್ತದೆ. ನಿಮಗೆ ತೃಪ್ತಿ ಕೊಡದ ಜೀವನದ ಪರಮಾರ್ಥಗಳಲ್ಲದ ಲೌಕಿಕ ವಿಷಯಗಳಿಂದ ಇದು ನಿಮ್ಮನ್ನು ವಿಮೋಚನೆಗೊಳಿಸುತ್ತದೆ. ಈ ಬದುಕಿನಲ್ಲಿ ನಿಜವಾಗಲೂ ಯಾವುದು ಮುಖ್ಯವೋ ಮತ್ತು ಯಾವುದು ಬದುಕನ್ನು ಸಂಪನ್ನಗೊಳಿಸುವುದೋ ಅದರ ಮೇಲೆ ನಿಮ್ಮ ಗಮನ ಕೇಂದ್ರೀಕೃತವಾಗುತ್ತದೆ. ಲೌಕಿಕ ಯಶಸ್ಸಿನ ಜನಪ್ರಿಯ ಉದಾಹರಣೆಗಳಾದ ಹಣ, ಅಧಿಕಾರ ಅಥವಾ ಕೀರ್ತಿಯ ಮೇಲೆ ಈ ಸೂತ್ರಗಳು ತಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸುವುದಿಲ್ಲ. ಬದಲಿಗೆ ನೀವು ಇತರರನ್ನು ಪ್ರೀತಿಸುವುದರಿಂದ ಸಿಗುವ ಸಂತೋಷದ ಮೇಲೆ, ಒಳ್ಳೆಯದನ್ನು ಮಾಡುವುದರ ಮೇಲೆ, ಪ್ರಾಮಾಣಿಕರಾಗಿ ಇರುವುದರ ಮೇಲೆ, ದೊಡ್ಡದಾಗಿ ಆಲೋಚನೆ ಮಾಡುವುದರ ಮೇಲೆ, ದೀನ ದುರ್ಬಲ ದಲಿತರ ಪರವಾಗಿ ಹೋರಾಡುವುದರ ಮೇಲೆ, ಕಟ್ಟುವುದರ ಮೇಲೆ, ಇತರರಿಗೆ ಸಹಾಯ ಮಾಡುವುದರ ಮೇಲೆ ಮತ್ತು ನಿಮ್ಮಲ್ಲಿಯ ಅತ್ಯುತ್ತಮವಾದದ್ದನ್ನೆಲ್ಲ ಈ ಪ್ರಪಂಚಕ್ಕೆ ಕೊಡುವುದರ ಮೇಲೆ ಅದು ಕೇಂದ್ರಿತವಾಗಿದೆ. ನೀವು ಮಾಡುವ ಕ್ರಿಯೆಯಿಂದ ಮುಂದಕ್ಕೆ ಏನಾದರೂ ಆಗುತ್ತದೋ ಬಿಡುತ್ತದೋ, ಆದರೆ ನೀವು ಮಾಡುವ ಕ್ರಿಯೆ ತನ್ನಷ್ಟಕ್ಕೆ ತಾನೇ ಪರಿಪೂರ್ಣವಾದದ್ದು. ನೀವು ಈ 10 ಸೂತ್ರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅವನ್ನೇ ಜೀವಿಸಿದಾಗ ನೀವು ಮಾಡುವ ಪ್ರತಿಯೊಂದು ಕೆಲಸವೂ ಸಂಪೂರ್ಣವಾದದ್ದೇ ಆಗುತ್ತದೆ. ಯಾಕೆಂದರೆ ಪ್ರತಿಯೊಂದು ಕಾರ್ಯವೂ ಅದರದೇ ಆದ ಅರ್ಥವನ್ನು ನಿಮಗೆ ಕೊಡುತ್ತಾ ಹೋಗುತ್ತದೆ. ಈ ಅಸಂಗತ ಸೂತ್ರಗಳ ಜೀವನವನ್ನು ಜೀವಿಸುವುದು ಹೇಗೆ? ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವುದು ಹೇಗೆ? ಹೇಗೆಂದರೆ ನಿಮ್ಮ ಗಮನವನ್ನು ಇತರರತ್ತ ಹರಿಸುವುದರ ಮೂಲಕ ಮತ್ತು ನಿಮಗಿಂತ ದೊಡ್ಡದರ ಭಾಗವಾಗುವುದರ ಮೂಲಕ. ಒಂದು ಆದರ್ಶಮಯ ಹೋರಾಟದಲ್ಲಿ ಪಾಲ್ಗೊಳ್ಳುವುದು, ಒಂದು ಸಂಘ ಸಂಸ್ಥೆಯಲ್ಲಿ ತೊಡಗಿಕೊಳ್ಳುವುದು ಅಥವಾ ಧರ್ಮವನ್ನು ಪಾಲಿಸುವುದು ನಿಮಗಿಂತ ಹಿರಿದಾದುದರಲ್ಲಿ ಭಾಗವಾಗುವುದಕ್ಕೆ ಉದಾಹರಣೆಗಳು. ಅಂತರಂಗಕ್ಕೆ ಬೇಕಾದ ಅರ್ಥವನ್ನು ಬಹಿರಂಗದಲ್ಲಿ, ಅಂದರೆ ಪರರನ್ನು ಪ್ರೀತಿಸುವುದರ ಮತ್ತು ಅವರಿಗೆ ಸಹಾಯ ಮಾಡುವುದರ ಮೂಲಕ ನೀವು ಸಾಧಿಸಬಹುದು. ಒಂದು ಶತಮಾನದ ಹಿಂದೆಯೇ ಕವಯತ್ರಿ ಎಮಿಲಿ ಡಿಕಿನ್ಸನ್ ಹೀಗೆ ಹೇಳಿದ್ದಾರೆ: ಒಂದು ಎದೆ ಒಡೆಯುವುದನ್ನು ನಾನು ತಡೆಯಬಹುದಾದರೆ ನಾನು ವ್ಯರ್ಥವಾಗಿ ಬದುಕುವುದಿಲ್ಲ. ಒಂದು ಜೀವದ ನೋವನ್ನು ಶಮನ ಮಾಡುವಂತಾದರೆ, ಅಥವಾ ಒಬ್ಬರ ವೇದನೆಯನ್ನು ಕಮ್ಮಿ ಮಾಡುವಂತಾದರೆ, ಅಥವಾ ಅಶಕ್ತ ಗುಬ್ಬಚ್ಚಿಯೊಂದನ್ನು ಅದರ ಗೂಡಿಗೆ ಮರಳಿಸಲು ಸಹಾಯ ಮಾಡುವಂತಾದರೆ ನಾನು ವ್ಯರ್ಥವಾಗಿ ಬದುಕುವುದಿಲ್ಲ. ನಿಮ್ಮ ಸಹಾಯ ಯಾವ ಮಟ್ಟದ್ದೇ ಆಗಿರಲಿ, ಅದನ್ನು ನೀವು ಇನ್ನೊಬ್ಬರಿಗೆ ಮಾಡಿದಾಗ ನೀವು ವ್ಯರ್ಥವಾಗಿ ಬದುಕುತ್ತಿಲ್ಲ, ನಿಮ್ಮ ಬದುಕು ವ್ಯರ್ಥವಲ್ಲ ಎಂದು ನಿಮಗೆ ಗೊತ್ತಾಗುತ್ತದೆ. ಇನ್ನೊಬ್ಬರ ಜೀವನದಲ್ಲಿ ನೀವು ತರುವ ಅರ್ಥಪೂರ್ಣ ಬದಲಾವಣೆ ನಿಮ್ಮ ಬದುಕಿಗೂ ತನ್ನದೇ ಆದ ಅರ್ಥ ಕೊಡುತ್ತದೆ. ಇನ್ನೊಬ್ಬರಿಗೆ ನಿಮ್ಮ ಸಹಾಯದ ಅಗತ್ಯ ಇದೆ ಎಂದು ತಿಳಿದಾಗ ನಿಮಗೆ ಈ ಮೂರು ಆಯ್ಕೆಗಳಿರುತ್ತವೆ: ಒಂದು, ಬೇರೆಯವರ ಅಗತ್ಯಗಳನ್ನು ನಿರ್ಲಕ್ಷಿಸಿ ಏನನ್ನೂ ಮಾಡದಿರುವುದು, ಇದು ನೈತಿಕ ಸೋಲಿನ ಆಯ್ಕೆ. ಅಥವಾ ಎರಡನೆಯದು, ಬೇರೆಯವರ ದೌರ್ಬಲ್ಯಗಳನ್ನು ನಿಮ್ಮ ಸ್ವಾರ್ಥಕ್ಕೆ ಉಪಯೋಗಿಸಿಕೊಂಡು ಸಿನಿಕತೆಯಿಂದ ಅವರನ್ನು ನಿಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವುದು, ಇದು ನೈತಿಕ ಸೋಲಿಗಿಂತ ಕೀಳಾದ ಆಯ್ಕೆ. ಅಥವಾ ಮೂರನೆಯದು, ಸರಿಯಾದುದನ್ನು ಮಾಡುವುದು ಮತ್ತು ಜನರ ಅಗತ್ಯಗಳಿಗೆ ಸ್ಪಂದಿಸುವುದು. ಈ ಕೊನೆಯ ಆಯ್ಕೆಯೇ ನೈತಿಕ ಜೀವನದ ಆಯ್ಕೆ. ಮೇಲಿನ ಮೂರು ಆಯ್ಕೆಗಳಲ್ಲಿ ಪ್ರೀತಿಯ ಮೇಲೆ ಆಧಾರಿತವಾದ ಆಯ್ಕೆ ಇದೊಂದೇ. ಜೀವನಕ್ಕೆ ಭರವಸೆಯನ್ನು ಕೊಡುವ ಆಯ್ಕೆಯೂ ಇದೆ. ನೀವು ಮಾಡಬೇಕೆಂದುಕೊಂಡಿದ್ದನ್ನು ಪೂರ್ತಿಯಾಗಿ ಮಾಡಲಿಕ್ಕಾಗದೆ ಹೋದರೂ ಇದೇ ಸರಿಯಾದ ಆಯ್ಕೆ. ಇದರ ಹೊರತಾಗಿ ಬೇರೆ ದಾರಿಯೇ ಇಲ್ಲ. ಯಾವುದು ಸರಿಯಾದುದೋ, ಒಳ್ಳೆಯದೋ, ಸತ್ಯವಾದದ್ದೋ ಅದನ್ನು ಮಾಡಲು ಪ್ರಯತ್ನಿಸಿ ಆ ಪ್ರಯತ್ನದಲ್ಲಿ ಸೋತೆ ಎಂಬ ಭಾವನೆ ನಿಮ್ಮಲ್ಲಿ ಬಂದು ಬಿಟ್ಟರೆ, ಇತರರನ್ನು ನಿಮ್ಮ ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ಳುವ ಪ್ರಲೋಭನೆ ಅಥವಾ ಏನನ್ನೂ ಮಾಡದೆ ಸುಮ್ಮನೆ ಇದ್ದು ಬಿಡುವ ಆಲೋಚನೆ ನಿಮ್ಮಲ್ಲಿ ಬಂದು ಬಿಡಬಹುದು. ಆದರೆ ನೀವು ಅಂದುಕೊಂಡ ಹಾಗೆ ಆಗಲಿಲ್ಲ ಎನ್ನುವುದು, ಅಥವಾ ನೀವು ಯಾರಿಗೆ ಸಹಾಯ ಮಾಡಲು ಯತ್ನಿಸಿದರೋ ಅವರು ನಿಮ್ಮನ್ನು ಪ್ರಶಂಸಿಸಲಿಲ್ಲ ಎನ್ನುವುದು ಮೇಲಿನ ಆ ಎರಡು ಅನೈತಿಕ ಕೆಲಸಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಸಮರ್ಥನೆಯಾಗುವುದಿಲ್ಲ. ನಾವು ಮಾಡುವ ಕೆಲಸಕ್ಕೆ ಫಲಿತಾಂಶ ಇರಬೇಕು ಮತ್ತು ಅದನ್ನು ಪಡೆಯಲು ಗಮನ ಹರಿಸಬೇಕು. ನಾವು ಮಾಡುತ್ತಿರುವ ಕೆಲಸಕ್ಕೆ ನಕಾರಾತ್ಮಕ ಟೀಕೆಗಳು ಬಂದಾಗ ನಾವು ಏನನ್ನು ಮಾಡುತ್ತಿದ್ದೇವೋ ಅದನ್ನು ಮತ್ತೊಮ್ಮೆ ಕೂಲಂಕುಷವಾಗಿ ಪರೀಕ್ಷಿಸಿಕೊಳ್ಳಬೇಕು. ಈಗ ಮಾಡುತ್ತಿರುವುದರಿಂದ ನಾವು ಕಲಿತದ್ದು ಏನು, ಮುಂದಿನ ಸಲ ಅದನ್ನು ಬೇರೆ ರೀತಿ ಮಾಡಬೇಕೇ, ನಾವು ಮಾಡುತ್ತಿರುವ ಕೆಲಸದಿಂದ ಇತರರಿಗೆ ನಿಜವಾಗಲೂ ಸಹಾಯ ಆಗುತ್ತಿದೆಯೇ, ಸಹಾಯ ಮಾಡಲು ಇದಕ್ಕಿಂತ ಬೇರೆ ದಾರಿ ಇದೆಯೇ, ಆ ಸಹಾಯ ಮಾಡಲು ನಮಗಿಂತಲೂ ಯೋಗ್ಯರಾದವರು ಇದ್ದಾರೆಯೇ, ಹೀಗೆ ಎಲ್ಲವನ್ನೂ ತಾಳ್ಮೆಯಿಂದ ಗಮನಿಸುವುದು, ಇನ್ನೊಬ್ಬರು ಹೇಳುತ್ತಿರುವುದನ್ನು ಕೇಳಿಸಿಕೊಳ್ಳುವುದು, ವಿಚಾರ ಮಾಡುವುದು ಮತ್ತು ಸಮಂಜಸವಾದ ಹೊಂದಾಣಿಕೆಗಳನ್ನು ಮಾಡಿಕೊಳ್ಳುವುದು ಇವೆಲ್ಲ ಬಹಳ ಮುಖ್ಯವಾದವು. ಸುಮ್ಮನೆ ಕೈಚೆಲ್ಲಿ ಬಿಡುವುದಕ್ಕಿಂತ ಕಲಿಯುವುದು ಮತ್ತು ಹೊಂದಾಣಿಕೆಗಳನ್ನು ಮಾಡಿಕೊಳ್ಳುವುದು ಮುಖ್ಯವಾದದ್ದು. ನಿಮ್ಮನ್ನು ಸರಿಯಾಗಿ ನಡೆಸಿಕೊಳ್ಳಲಿಲ್ಲ ಅಥವಾ ನಿಮ್ಮ ಪ್ರಯತ್ನಗಳು ನೀವಂದುಕೊಂಡಷ್ಟು ಯಶಸ್ವಿಯಾಗಲಿಲ್ಲ ಎಂದ ಮಾತ್ರಕ್ಕೆ ನೀವು ಕೈಚೆಲ್ಲಿ ಬಿಡಬಾರದು. ನಾವು ಮಾಡುವ ಕೆಲಸವನ್ನು ಬೇರೆಯವರು ಮೆಚ್ಚಬೇಕು ಎನ್ನುವುದು ಮುಖ್ಯವಾದ ವಿಷಯವೇ. ನಾನು ಇಷ್ಟೆಲ್ಲಾ ಮಾಡಿದರೂ ಯಾರೂ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಎಂದು ನಮ್ಮಲ್ಲಿ ಬಹಳ ಜನ ಅಂದುಕೊಳ್ಳುತ್ತೇವೆ. ನಾವು ಸಹಾಯ ಮಾಡುವ ಜನ ನಮ್ಮನ್ನು ಪ್ರಶಂಸಿಸುತ್ತಿಲ್ಲ, ಹಾಗಿರುವಾಗ ಯಾಕೆ ನಾವು ನಮ್ಮ ಕೈಲಾದದ್ದನ್ನೆಲ್ಲ ಮಾಡಬೇಕು? ಇದಕ್ಕೆ ಉತ್ತರ ಏನೆಂದರೆ, ನಮಗೆ ನಮ್ಮದೇ ಆದ ವೈಯಕ್ತಿಕ ಬದ್ಧತೆ ಇದೆ ಮತ್ತು ನಮ್ಮ ಕೈಲಿ ಸಾಧ್ಯವಾದಷ್ಟು ಉತ್ತಮ ಕೆಲಸ ಮಾಡುವುದರಿಂದ ನಮಗೆ ಆತ್ಮತೃಪ್ತಿ ಲಭಿಸುತ್ತದೆ. ನಾವು ಮಾಡುವ ಒಳ್ಳೆಯ ಕೆಲಸ ಇತರರಿಗೆ ಗೊತ್ತಾಗುತ್ತದೆ ಅಥವಾ ನಮಗೆ ಪ್ರಶಂಸೆ ಲಭಿಸುತ್ತದೆ ಎನ್ನುವುದು ಇಲ್ಲಿ ಮುಖ್ಯವಾಗುವುದಿಲ್ಲ. ನಮ್ಮ ಕೈಯಲ್ಲಿ ಏನೆಲ್ಲಾ ಸಾಧ್ಯವಿದೆಯೋ ಅದನ್ನು ನಾವು ಯಾವಾಗಲೂ ಮಾಡಬೇಕಾಗುತ್ತದೆ. ಇದು ಬೇರೆಯವರ ಬಗ್ಗೆ ಅಲ್ಲ, ನಮ್ಮ ಬಗ್ಗೆ. ಇದು ನಮಗೆ ಎಷ್ಟು ಕಾಳಜಿ ಇದೆ ಎನ್ನುವುದರ ಬಗ್ಗೆಯೇ ಹೊರತು ಇನ್ನೊಬ್ಬರಿಗೆ ಎಷ್ಟು ಕಾಳಜಿ ಇದೆ ಎನ್ನುವುದರ ಬಗ್ಗೆಯಲ್ಲ. ಇನ್ನೊಬ್ಬರಿಂದ ಪ್ರಶಂಸಿಸಲ್ಪಡಬೇಕು ಎಂದುಕೊಳ್ಳುವ ಬಯಕೆ ಸಹಜವಾದದ್ದೇ. ಆದರೆ ನಾವು ಅಂತಹುದಕ್ಕೆ ಹಪಹಪಿಸುತ್ತಾ ಹೋದರೆ ಜೀವನಾರ್ಥ ಕಂಡುಕೊಳ್ಳುವುದು ಕಷ್ಟವಾಗುತ್ತಾ ಹೋಗುತ್ತದೆ. ಮೆಚ್ಚುಗೆಗೆ ಹಪಹಪಿಸುವ ಮನುಷ್ಯ ಇನ್ನೊಬ್ಬರ ಅಗತ್ಯಗಳನ್ನು ಪೂರೈಸುವುದರ ಮೇಲೆ ದೃಷ್ಟಿ ಹರಿಸದೆ ತನ್ನ ಹಪಹಪಿ ಪೂರೈಸಿಕೊಳ್ಳುವುದರತ್ತ ದೃಷ್ಟಿ ಹರಿಸುತ್ತಾನೆ. ನೀವು ಮೆಚ್ಚುಗೆಗಾಗಿ ಕಾತರಿಸುತ್ತಿದ್ದರೆ ನಿಮ್ಮ ಸಂತೋಷ ಬೇರೆಯವರ ಮರ್ಜಿಯನ್ನು ಅವಲಂಬಿಸಿರುತ್ತದೆ. ಅದರ ಬದಲಿಗೆ ಬೇರೆಯವರು ಮೆಚ್ಚುತ್ತಾರೋ ಬಿಡುತ್ತಾರೋ, ನೀವು ಪರರಿಗೆ ಸಹಾಯ ಮಾಡುವುದರಿಂದ ಬರುವ ಆತ್ಮಸಂತೋಷ ಮತ್ತು ತೃಪ್ತಿ ಯಾವಾಗಲೂ ನಿಮ್ಮದೇ ಆಗಿರುತ್ತದೆ. ಹೀಗೆ ಮಾಡುವುದೆಲ್ಲ ಸಂತತ್ವ ಎಂತಲೋ, ಸಾತ್ವಿಕ ಎಂತಲೋ, ಸಾಧು ಸಂತರಿಂದ ಮಾತ್ರ ಸಾಧ್ಯ ಅಂತಲೋ ನಿಮಗೆ ಅನ್ನಿಸಬಹುದು. ಈ ವಿಪರ್ಯಾಸಾರ್ಥದ ಸೂತ್ರಗಳ ಪಾಲನೆ ಸಂತತ್ವವನ್ನು ಪಡೆಯುವುದರ ಬಗ್ಗೆ ಅಲ್ಲ, ಬದಲಿಗೆ ಮಾನಸಿಕ ಶಾಂತಿಯನ್ನು ಪಡೆಯುವುದರ ಬಗ್ಗೆ, ನಮ್ಮ ವಿವೇಕವನ್ನು ಉಳಿಸಿಕೊಳ್ಳುವುದರ ಬಗ್ಗೆ. ಇತರರಿಗೆ ಸಹಾಯ ಮಾಡುವುದರಿಂದ ಮತ್ತು ಅವರನ್ನು ಪ್ರೀತಿಸುವುದರಿಂದ ದೊರಕುವ ಖುಷಿಗಿಂತ ಹೆಚ್ಚಿನದು ಇತರರು ನಮ್ಮನ್ನು ಗುರುತಿಸುವುದರಿಂದ ಅಥವಾ ಅವರ ಪ್ರಶಂಸನೆಗಳಿಂದ ಬರುವುದಿಲ್ಲ ಎನ್ನುವುದರ ಬಗ್ಗೆ ಇದು. ಇತರರು ನಿಮ್ಮನ್ನು ಪ್ರಶಂಸಿಸುವಂತೆ ಕಾಣುತ್ತಿಲ್ಲ ಎಂದು ಮಾತ್ರಕ್ಕೆ ನೀವು ಪ್ರೀತಿಸುವುದನ್ನು ಮತ್ತು ಸಹಾಯ ಮಾಡುವುದನ್ನು ನಿಲ್ಲಿಸಿಬಿಡಬಾರದು. ಈ ಅಸಂಗತ ಸತ್ಯದ ಜೀವನವನ್ನು ಜೀವಿಸುವ ನಿರ್ಧಾರ ಮತ್ತೇನೂ ಅಲ್ಲ, ಅದು ಒಂದು ಬಗೆಯ ವ್ಯಕ್ತಿಯಾಗಲು ತೀರ್ಮಾನಿಸುವ ನಿರ್ಧಾರ. ಸಮಾಜ ಅಥವಾ ನಿಮ್ಮ ಸಂಸ್ಥೆ ನೀವು ಏನಾಗಬೇಕೆಂದು ನಿಮ್ಮ ಮೇಲೆ ಒತ್ತಡ ಹಾಕುತ್ತಿದೆಯೋ ಅದಾಗದೆ ನೀವು ನಿಜವಾಗಲು ಯಾರೋ ಅದಾಗಲು ಅಥವಾ ನೀವು ನಿಜವಾಗಲೂ ಏನಾಗಬೇಕಾಗಿದೆಯೋ ಅದು ಆಗಲು ತೆಗೆದುಕೊಂಡ ನಿರ್ಧಾರವದು. ಅದು ನಿಮ್ಮ ಹೃದಯಕ್ಕೆ ಹತ್ತಿರವಾದ ಮೌಲ್ಯಗಳಿಗೆ ಸಂಬಂಧಿಸಿದ್ದು. ಆ ಮೌಲ್ಯಗಳನ್ನು ಹೇಗೆ ಪಾಲಿಸುವುದು, ಅವನ್ನೇ ಹೇಗೆ ಜೀವಿಸುವುದು ಎನ್ನುವುದಕ್ಕೆ ಸಂಬಂಧಿಸಿದ್ದು. ಅದು ನಿಮ್ಮ ಬದ್ಧತೆ, ಪ್ರಾಮಾಣಿಕತೆ ಮತ್ತು ನಿಮ್ಮ ಸಂಪೂರ್ಣತೆಯ ಬಗ್ಗೆ, ನೀವು ಎಷ್ಟರ ಮಟ್ಟಿಗೆ ವಿಶ್ವಾಸಾರ್ಹರು ಎನ್ನುವ ಬಗ್ಗೆ. ಇದರ ಜೊತೆಗೆ ನೀವು ಎಷ್ಟು ಮಾತ್ರದ ದೃಢ ಮನಸ್ಸಿನವರು, ನಂಬಿದ ಮೌಲ್ಯಗಳಿಗಾಗಿ ಎಷ್ಟು ದೂರ ಹೋಗಬಲ್ಲಿರಿ ಎನ್ನುವುದನ್ನು ಈ ನಿರ್ಧಾರ ತೋರಿಸುತ್ತದೆ. ನೀವು ನಿಮ್ಮ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದಾಗ ಮಾತ್ರ ಬೇರೆಯವರನ್ನು ಬಹಳ ಕಾಲ ಪ್ರೀತಿಸಿ ದೀರ್ಘಕಾಲ ಅವರಿಗೆ ಸಹಾಯ ಮಾಡಬಲ್ಲವರಾಗುತ್ತೀರಿ. ನಿಯಮಿತವಾಗಿ ವ್ಯಾಯಾಮ ಮಾಡಿ, ಸರಿಯಾದ ಆರೋಗ್ಯಕರವಾದ ಆಹಾರವನ್ನು ತಿನ್ನಿ, ಅಗತ್ಯವಾದಷ್ಟು ಸಮಯ ನಿದ್ದೆ ಮಾಡಿ, ನಿಮ್ಮ ಹುಮ್ಮಸ್ಸನ್ನು ನವೀಕರಿಸಿಕೊಳ್ಳಲು ಸ್ವಲ್ಪ ಬಿಡುವು ಮಾಡಿಕೊಳ್ಳಿ, ಬೌದ್ಧಿಕವಾಗಿ ಬೆಳೆಯಲು, ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಲು ಹೊಸ ಹೊಸ ದಾರಿಗಳನ್ನು ಕಂಡುಕೊಳ್ಳಿ. ಹಾಗೆಯೇ ನಿಮ್ಮ ಬಳಿಗೆ ಬರುವ ಅಥವಾ ನಿಮಗೆ ಕಾಣಿಸುವ ಪ್ರತಿಯೊಂದು ಕೆಲಸವನ್ನೂ, ಪ್ರತಿಯೊಂದು ಹೋರಾಟವನ್ನೂ ಒಪ್ಪಿಕೊಂಡು ಬಿಟ್ಟು ನಿಮ್ಮ ಮಿತಿಗೆ ಮೀರಿದ ಬಾಧ್ಯತೆಗಳನ್ನು ನಿಭಾಯಿಸಲು ಹೆಣಗಬೇಡಿ. ನೋಡಿಕೊಂಡು ಆಯ್ಕೆ ಮಾಡಿಕೊಳ್ಳಿ, ಎಲ್ಲವೂ ಸಮತೋಲನವಾಗಿರಲಿ. ಸಿಕ್ಕಾಪಟ್ಟೆ ದಣಿವಾಗುವಂತೆ ಎಲ್ಲದರಲ್ಲೂ ತೊಡಗಿಸಿಕೊಂಡು ಬಿಟ್ಟರೆ ಇತರರನ್ನು ಪ್ರೀತಿಸಲು ಹಾಗೂ ಸಹಾಯ ಮಾಡಲು ನಿಮಗೆ ತೃಣವೇ ಇರುವುದಿಲ್ಲ. ನಾವು ಪ್ರತಿಯೊಬ್ಬರೂ ಯಾವುದೋ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಜನಿಸಿದ್ದೇವೆ ಹಾಗೂ ಆ ಉದ್ದೇಶ ಯಾವುದೆಂದು ಕಂಡುಕೊಂಡು ಅದನ್ನು ಈಡೇರಿಸುವುದರಿಂದ ನಮಗೆ ಅಪಾರವಾದ ನೆಮ್ಮದಿ, ಅರ್ಥ ಮತ್ತು ಆತ್ಮಸಂತೋಷ ದೊರಕುತ್ತದೆ ಎಂದು ನಾನು ನಂಬಿದ್ದೇನೆ. ಆ ಉದ್ದೇಶ ಬೇರೇನೂ ಆಗಿರದೆ ನಮ್ಮ ಪ್ರೀತಿಪಾತ್ರರಿಗೆ, ಸ್ನೇಹಿತರಿಗೆ ಅಥವಾ ಸಮಾಜಕ್ಕೆ ಸಕಾರಾತ್ಮಕ ಪರಿಣಾಮ ಉಂಟುಮಾಡುವುದೇ ಆಗಿರುತ್ತದೆ. ಈ ಸಕಾರಾತ್ಮಕ ಪರಿಣಾಮವನ್ನು ಉಂಟುಮಾಡುವುದು ಹೇಗೆ? ಪರಿಹರಿಸಬೇಕಾದ ದೊಡ್ಡ ದೊಡ್ಡ ಸಮಸ್ಯೆಗಳೇ ಇವೆ. ಯುದ್ಧ, ಹಸಿವು, ರೋಗ ರುಜಿನಗಳು, ಅಧಃಪತನವಾಗುತ್ತಿರುವ ಪರಿಸರ, ಅಪರಾಧಗಳು, ನಿರುದ್ಯೋಗ, ಜಾತಿಭೇದ, ವರ್ಣಭೇದ, ಶೋಷಣೆ, ಸರ್ವರಿಗೂ ಶಿಕ್ಷಣ ಮತ್ತು ಸ್ವಾಸ್ಥ್ಯದ ಲಭ್ಯತೆ, ಇವೆಲ್ಲವೂ ದೊಡ್ಡ ಗಂಭೀರ ಸಮಸ್ಯೆಗಳು. ತಮಗೆ ಅಥವಾ ತಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಅಥವಾ ನೆರೆಹೊರೆಯವರಿಗೆ ನೇರವಾಗಿ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲಿ ಕೆಲವೊಮ್ಮೆ ಜನರು ಆತ್ಮತೃಪ್ತಿ ಕಂಡುಕೊಳ್ಳುತ್ತಾರೆ. ತಾವು ಪ್ರತ್ಯಕ್ಷವಾಗಿ ಕಂಡ ಅಥವಾ ಅನುಭವಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಇವರು ಶ್ರಮಿಸುತ್ತಾರೆ. ಬೈಬಲಿನ ನೀತಿಕಥೆಯೊಂದರಲ್ಲಿ ಬರುವ ಸಜ್ಜನ ಪರೋಪಕಾರಿ ಮನುಷ್ಯನ ಹಾಗೆ ಇವರು ಕಳ್ಳರಿಂದ ಹಲ್ಲೆಗೊಳಗಾಗಿ ತನ್ನಲ್ಲಿ ಇದ್ದದ್ದನ್ನೆಲ್ಲ ಕಳೆದುಕೊಂಡು ರಸ್ತೆಯ ಬದಿಯಲ್ಲಿ ಬಿದ್ದಿದ್ದ ಮನುಷ್ಯನೊಬ್ಬನನ್ನು ನೋಡಿದ ಆ ಪರೋಪಕಾರಿ ಸಮೇರಿಟನ್ ಅಪರಿಚಿತ ಗಾಯಾಳುವನ್ನು ಛತ್ರವೊಂದಕ್ಕೆ ಕರೆದುಕೊಂಡು ಹೋಗಿ ಅವನ ಶುಶ್ರೂಷೆ ಮಾಡುತ್ತಾನೆ. ಅಪರಿಚಿತರಿಗೆ, ಅನಾಥರಿಗೆ, ದುರ್ಬಲರಿಗೆ ಕಾಳಜಿ ತೋರಿಸುವುದು ಲೋಕೋತ್ತರ ಮಾನವೀಯ ಗುಣ. ನಮ್ಮ ಹೆಚ್ಚಿನ ನೀತಿಕತೆಗಳ ಸಾರಾಂಶ ಇಂತಹ ಬಡವರ, ದುರ್ಬಲರ, ಮುದುಕರ ಹಾಗೂ ಅನಾಥರ ಬಗ್ಗೆ ವಿಶೇಷ ಕಾಳಜಿ ತೋರುವುದೇ ಆಗಿದೆ. ನೀವು ಗಮನ ಕೊಡಲು ತೀರ್ಮಾನಿಸಿದ ಸಮಸ್ಯೆ ದೊಡ್ಡದೇ ಇರಲಿ, ಸಣ್ಣದೇ ಇರಲಿ, ತತ್ಸಮಯದ್ದೇ ಆಗಿರಲಿ, ದೀರ್ಘಕಾಲೀನವಾದದ್ದೇ ಆಗಿರಲಿ, ಹತ್ತಿರದ್ದೇ ಆಗಿರಲಿ ಇಲ್ಲವೇ ದೂರದಲ್ಲಿರುವುದೇ ಆಗಿರಲಿ, ಪ್ರತಿಯೊಂದು ಕಾರ್ಯದಲ್ಲೂ ಸಕಾರಾತ್ಮಕ ಪರಿಣಾಮ ಉಂಟು ಮಾಡಬಹುದು. ನೀವು ಮನುಷ್ಯನ ಮೂಲಭೂತ ಅಗತ್ಯಗಳನ್ನು ಪರಿಹರಿಸಲು ತೊಡಗಿಕೊಂಡಾಗ ಅದರ ಪರಿಣಾಮ ಖಂಡಿತವಾಗಿ ಗಣನೀಯವಾಗಿರುವ ಸಾಧ್ಯತೆಯೇ ಹೆಚ್ಚು. ಈ ಅಗತ್ಯಗಳು ಪ್ರಪಂಚದ ಎಲ್ಲಾ ಕಡೆಯೂ ಒಂದೇ ತೆರನಾದವು. ಜನರಿಗೆ ತಿನ್ನಲು ಆಹಾರ ಅಂದರೆ ಅಶನ ಬೇಕು, ಹೊದೆಯಲು ಬಟ್ಟೆ ಅಂದರೆ ವಸನ ಬೇಕು, ಹಾಗೂ ತಲೆಯ ಮೇಲೊಂದು ಸೂರು ಆಶ್ರಯ ಇರಬೇಕು. ಹಾಗೆಯೇ ಉತ್ತಮ ಆರೋಗ್ಯ, ಸುರಕ್ಷಿತ ಪರಿಸರ, ಕಲಿಯಲು ಮತ್ತು ಬೆಳೆಯಲು ಅನುಕೂಲವಾದ ಅವಕಾಶಗಳು, ಅರ್ಥಪೂರ್ಣ ಉದ್ಯೋಗ, ಕುಟುಂಬದವರೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಬೆರೆಯಲು ಅಗತ್ಯವಾದಷ್ಟು ಬಿಡುವು ಮತ್ತು ಸಮುದಾಯದಲ್ಲಿ ತಾನೂ ಒಬ್ಬ ಎನ್ನುವ ಭಾವನೆ, ಇವು ಸಹ ಅವರಿಗೆ ಬೇಕು. ಹಾಗೆಯೇ ಘನತೆ, ಶಾಂತಿ ಮತ್ತು ನ್ಯಾಯವೂ ಸಹ. ಜನರಿಗೆ ಮೂಲಭೂತ ಅಗತ್ಯಗಳನ್ನು ಒದಗಿಸಲು ಪ್ರಯತ್ನಿಸುವುದರಿಂದ ಅಪಾರವಾದ ನೆಮ್ಮದಿ ಸಿಗುತ್ತದೆ. ಹಾಗಾಗಿ ಅದನ್ನು ಮಾಡಿ. ವಿಶ್ವ ಶಾಂತಿಗಾಗಿ ದುಡಿಯಿರಿ, ನ್ಯಾಯಕ್ಕಾಗಿ ಹೋರಾಡಿ, ಪರಿಸರವನ್ನು ರಕ್ಷಿಸಿ, ಹಸಿವು ಮತ್ತು ಕಾಯಿಲೆಗಳ ವಿರುದ್ಧ ಹೋರಾಡಿ. ಜನರಿಗೆ ಓದಲು ಕಲಿಸಿ. ಪುಟ್ಟ ಮಗುವಿಗೆ ಹಾಡೊಂದನ್ನು ಹಾಡಿ. ಹುಡುಗರಿಗೆ ಮಾರ್ಗದರ್ಶನ ಮಾಡಿ. ಪ್ರತಿನಿತ್ಯ ಏನಾದರೂ ಒಂದನ್ನು ಮಾಡಿ. ನಿಲ್ಲಿಸದೆ ಪ್ರತಿದಿನವೂ ಮಾಡುತ್ತಲೇ ಇರಿ. ಫ್ರೆಂಚ್ ಕಥೆಗಾರ ಜೀನ್ ಜಿಯೋನೋ ಬರೆದ ಭರವಸೆಯನ್ನು ಬಿತ್ತಿ ಸಂತೋಷವನ್ನು ಬೆಳೆದ ಮನುಷ್ಯ ಎಂಬ ಅದ್ಭುತವಾದ ಕಥೆಯೊಂದಿದೆ. ಆ ಕಥೆಯಲ್ಲಿ ಬರುವ ಮನುಷ್ಯ 20ನೇ ಶತಮಾನದ ಆದಿಭಾಗದಲ್ಲಿ ಆಗ್ನೇಯ ಫ್ರಾನ್ಸ್ನಲ್ಲಿ ವಾಸವಾಗಿದ್ದಾತ. ಅದಕ್ಕೆ ಮೊದಲು ಊರುಗಳ ಸಮೇತ ಸುಂದರ ಅರಣ್ಯ ಪ್ರದೇಶವಾಗಿದ್ದ. ಆದರೆ ಈಗ ಬಂಜರು ಬಿದ್ದಿದ್ದ ಜಾಗದಲ್ಲಿ ಆತನೊಬ್ಬನೇ ವಾಸವಾಗಿದ್ದ. ಆತನ ಜೀವನ ಬಹಳ ಸರಳವಾಗಿತ್ತು. ಪ್ರತಿದಿನವೂ ಆತ ತಾನೊಬ್ಬನೇ ಆ ಪ್ರದೇಶದಲ್ಲೆಲ್ಲ ಗಿಡಮರಗಳನ್ನು ನೆಡುತ್ತಾ ಬೀಜಗಳನ್ನು ಬಿತ್ತುತ್ತಾ ಬಂದ. ವರ್ಷಗಳು ಉರುಳಿದವು, ದಶಕಗಳು ಕಳೆದವು. ಈತ ಮಾತ್ರ ಬೀಜವಾದ ಮೇಲೆ ಬೀಜ ಬಿತ್ತುತ್ತಾ ಬಂದ. ಗಿಡಮರಗಳು ಕಾಡಾಗಲು ಆರಂಭವಾಯಿತು. ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಂಡು ಮತ್ತಷ್ಟು ಗಿಡಗಳು ಬೆಳೆಯಲು ಬೆಳೆದ ಮರಗಳು ಸಹಾಯ ಮಾಡಿದವು. ಪಕ್ಷಿಗಳು ಗೂಡು ಕಟ್ಟಿಕೊಳ್ಳಲು ಮರಗಳ ಆಸರೆ ಸಿಕ್ಕಿತು. ಹಳ್ಳ ತೊರೆಗಳು ಹರಿಯಲು ಆರಂಭವಾದವು. ಮತ್ತೆ ಮರಳಿ ಬಂದ ಜನ ಅಲ್ಲೆಲ್ಲ ಮನೆಗಳನ್ನು ಕಟ್ಟಲು ಆರಂಭಿಸಿದರು. ತನ್ನ ಕೊನೆ ದಿನಗಳು ಸಮೀಪಿಸುವಷ್ಟರಲ್ಲಿ ಆ ಇಡೀ ಬಂಜರು ಭೂಮಿಯನ್ನು ಮಾರ್ಪಡಿಸಿ ಆ ಪರಿಸರವನ್ನು ಮತ್ತೆ ಮೂಲ ಸ್ಥಿತಿಗೆ ಆ ಮನುಷ್ಯ ಮರಳಿಸುತ್ತಾನೆ. ಸುಂದರವಾದ ಅರ್ಥಪೂರ್ಣವಾದ ಬದುಕಿಗೆ ಈ ಕಥೆ ಒಂದು ರೂಪಕ, ಅತ್ಯುತ್ತಮ ಉದಾಹರಣೆ. ಪರರಿಗೆ ಸಂತೋಷವನ್ನು ಬೆಳೆಯಲು ಪ್ರತಿದಿನವೂ ಕನಸನ್ನು ಬಿತ್ತಿ, ಭರವಸೆಯನ್ನು ನೀಡಿ. ತಮ್ಮ ಮಕ್ಕಳಿಗೆ ದಿನಪ್ರತಿದಿನ ಸಹಾಯ ಮಾಡುವ ಹೆತ್ತವರು ಮತ್ತು ಪೋಷಕರಿಗಂತೂ ಇದೊಂದು ವಿಶೇಷವಾದ ಉದಾಹರಣೆ. ಈ ಕೆಲಸ ಸರಳವಾದದ್ದು ಮತ್ತು ಸಾಮಾನ್ಯವಾದದ್ದು ಆಗಿರಬಹುದು. ಆದರೂ ಅದರ ಪರಿಣಾಮ ಬಹಳ ಗಂಭೀರವಾದದ್ದು ಮತ್ತು ದೀರ್ಘಕಾಲೀನವಾದದ್ದು. ಕೂಲಂಕುಷವಾಗಿ ವಿಶ್ಲೇಷಿಸಿದಾಗ ಯಾರು ಗುರುತರವಾದ ಪ್ರಭಾವ ಪರಿಣಾಮ ಹೊಂದಿರುತ್ತಾರೆ ಎನ್ನುವ ಪ್ರಶ್ನೆಗೆ ಉತ್ತರ ದೊರಕುತ್ತದೆ. ಸ್ಥಳೀಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ನಾಯಕರು ಪ್ರಭಾವ ಹೊಂದಿರುತ್ತಾರೆ. ಆದರೆ ಇವರಲ್ಲಿನ ಬಹಳಷ್ಟು ಜನ ಕೆಲವೇ ಜನರ ಮೇಲೆ ದೊಡ್ಡ ಪ್ರಭಾವ ಬೀರುತ್ತಾರೆ ಎನ್ನುವುದಕ್ಕಿಂತ ಬಹುಸಂಖ್ಯೆಯ ಜನರ ಮೇಲೆ ಕಮ್ಮಿ ಎನ್ನುವಷ್ಟು ಪ್ರಮಾಣದ ಪ್ರಭಾವ ಬೀರಬಲ್ಲವರಾಗಿರುತ್ತಾರೆ. ಪೋಷಕರು, ಸಂಬಂಧಿಕರು ಹಾಗೂ ಸ್ನೇಹಿತರು ಕೆಲವೇ ಎನ್ನಬಹುದಾದಷ್ಟು ಜನರ ಮೇಲೆ ವಿಶೇಷವಾಗಿ ಮಕ್ಕಳ ಮೇಲೆ ದೊಡ್ಡದಾದ ಗಂಭೀರವಾದ ಪ್ರಭಾವ ಬೀರುತ್ತಾರೆ. ಮಕ್ಕಳಿಗೆ ಏನಾಗುತ್ತದೆ ಎನ್ನುವುದಕ್ಕಿಂತ ಮುಖ್ಯವಾದದ್ದು ಬೇರೇನೂ ಇಲ್ಲ. ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಭರವಸೆ ಇದ್ದರೆ ಆಗ ಪ್ರತಿಯೊಂದರ ಬಗ್ಗೆಯೂ ಭರವಸೆ ಇಟ್ಟುಕೊಳ್ಳಬಹುದು. ಮಕ್ಕಳ ಭವಿಷ್ಯದ ಬಗ್ಗೆ ಯಾವುದೇ ಭರವಸೆ ಇಲ್ಲದೆ ಹೋಗಿಬಿಟ್ಟರೆ ಯಾವುದರ ಬಗ್ಗೆಯೂ ಭರವಸೆ ಇಲ್ಲವಾಗಿಬಿಡುತ್ತದೆ. ಇವತ್ತಿನ ಮಕ್ಕಳು ನಾಳೆ ಯಾವ ತರಹದ ಮನುಷ್ಯರಾಗುತ್ತಾರೆ ಎನ್ನುವುದರ ಮೇಲೆ ವಿಶ್ವದ ಭವಿಷ್ಯ ನಿಂತಿರುತ್ತದೆ. ಮಕ್ಕಳಿಗೆ ಸಾಕಷ್ಟು ಪ್ರೀತಿ ಮತ್ತು ಗಮನ ಬೇಕು ಎನ್ನುವುದು ನಮಗೆಲ್ಲ ಗೊತ್ತು. ಪುಟ್ಟ ಕಂದಮ್ಮಗಳಿಗೆ ಬಹಳ ಉತ್ತೇಜನ ಬೇಕು. ಬೆಳೆದ ಮಕ್ಕಳಿಗೆ ಮಾರ್ಗದರ್ಶನ ಮತ್ತು ಸ್ನೇಹ ಬೇಕು. ಇರುವ ಇಬ್ಬರು ಪೋಷಕರು ಕೆಲಸಕ್ಕೆ ಹೊರಗೆ ಹೋಗುವ, ಒಂಟಿ ಪೋಷಕರು ಮಕ್ಕಳನ್ನು ಬೆಳೆಸುವ ಕಡೆಗೆ ಸಮಾಜ ಬದಲಾಗುತ್ತಿರುವಾಗ ಬಹಳಷ್ಟು ಮಕ್ಕಳಿಗೆ ಅವರಿಗೆ ಅಗತ್ಯವಾದಷ್ಟು ಉತ್ತೇಜನ, ಮಾರ್ಗದರ್ಶನ ಮತ್ತು ಸ್ನೇಹ ಸಿಗುತ್ತಿಲ್ಲ. ಇವೆಲ್ಲವುಗಳ ನಕಾರಾತ್ಮಕ ಪರಿಣಾಮ ಗಂಭೀರವೂ ದೀರ್ಘಕಾಲೀನವೂ ಆಗಿಬಿಡುವ ಸಂಭವ ಇರುತ್ತದೆ. ಮೆದುಳಿನ ಬೆಳವಣಿಗೆಯ ಬಗ್ಗೆ ಕಳೆದ 30 ವರ್ಷಗಳಲ್ಲಿ ನಾವು ತಿಳಿದುಕೊಂಡಿರುವ ಜ್ಞಾನ ಅಗಾಧವಾದದ್ದು. ಮಗು ಹುಟ್ಟಿದಾಗ ಅದರ ಮೆದುಳಿನಲ್ಲಿನ ಕೋಟ್ಯಾಂತರ ನ್ಯೂರಾನ್ಗಳು ಪ್ರೋಗ್ರಾಂ ಆಗಿರದೆ ಖಾಲಿ ಇರುತ್ತವೆ. ಬಾಹ್ಯ ಪ್ರಚೋದನೆಯಿಂದ, ಉದ್ದೀಪನೆಯಿಂದ ಮಾತ್ರ ಆ ನ್ಯೂರಾನ್ಗಳು ಮೆದುಳಿನ ಮಂಡಲದೊಂದಿಗೆ ಸಂಪರ್ಕ ಏರ್ಪಡಿಸಿಕೊಳ್ಳಬಲ್ಲವು. ಈ ಉದ್ದೀಪನೆಯ ವೈವಿಧ್ಯ ಶ್ರೀಮಂತಿಕೆಯೇ ಮಗುವಿನ ಮೆದುಳಿನ ರಚನೆ ಮತ್ತು ಸಾಮರ್ಥ್ಯಗಳನ್ನು ನಿರ್ಧರಿಸುತ್ತದೆ. ಮಗುವಿನ ಬೆಳವಣಿಗೆಯಲ್ಲಿ ಸಕಾರಾತ್ಮಕ ವ್ಯತ್ಯಾಸಗಳನ್ನು ಉಂಟುಮಾಡುವ ಕೆಲಸಗಳನ್ನೇ ನಾವೆಲ್ಲರೂ ಮಾಡಬೇಕಾದದ್ದು. ನಮ್ಮಲ್ಲಿನ ಪ್ರತಿಯೊಬ್ಬರೂ ಮಗುವೊಂದನ್ನು ಅಪ್ಪಿಕೊಳ್ಳಬಹುದು, ಅದರೊಂದಿಗೆ ಮಾತನಾಡಬಹುದು, ಅದಕ್ಕೆ ಲಾಲಿ ಹಾಡಬಹುದು, ಅದರ ಜೊತೆಗೆ ಆಟವಾಡಬಹುದು. ಮಗುವೊಂದು ವಿವಿಧಾಕೃತಿಯ, ವಿವಿಧ ಬಣ್ಣಗಳ, ವಿವಿಧ ತೆರನ ವಸ್ತುಗಳನ್ನು ಮುಟ್ಟಲು, ಅವನ್ನು ಅನ್ವೇಷಿಸಲು ನಾವೆಲ್ಲರೂ ಸಹಾಯ ಮಾಡಬಹುದು. ನಾವೆಲ್ಲರೂ ಮಗುವೊಂದಕ್ಕೆ ಸಂಗೀತ ನುಡಿಸಬಹುದು, ಅದರೊಂದಿಗೆ ಸಣ್ಣ ಸುತ್ತಾಟಕ್ಕೆ ಹೋಗಬಹುದು, ಅಥವಾ ಯಾವುದಾದರೂ ಚೆಂಡಾಟ ಆಡಬಹುದು. ಇದರರ್ಥ ಏನೆಂದರೆ ನಮಗೆಲ್ಲರಿಗೂ ಮಾಡಲು ಗೊತ್ತಿರುವ ಸರಳವಾದ ಪ್ರೇಮಮಯವಾದ ಕೆಲಸಗಳನ್ನು ಮಾಡುವ ಮೂಲಕ ನಾವು ಬದುಕುಗಳನ್ನೇ ಬದಲಾಯಿಸಬಹುದು. ಹಾಗೆಯೇ ಇದೆಲ್ಲವೂ ಚಿಕ್ಕ ಮಕ್ಕಳೊಂದಿಗೆ ಕೊನೆಯಾಗುವುದಿಲ್ಲ. ಚಿಕ್ಕ ವಯಸ್ಸಿನ ಹುಡುಗರನ್ನು ನಿಮಗೆ ಬೇಕಾದದ್ದು ಏನು ಎಂದು ಸಂಶೋಧಕರು ಕೇಳಿದರೆ ಬಹಳಷ್ಟು ಹುಡುಗ ಹುಡುಗಿಯರು ತಮ್ಮ ಪೋಷಕರೊಂದಿಗೆ, ಪಾಲಕರೊಂದಿಗೆ ಅಥವಾ ತಮ್ಮ ನೆಚ್ಚಿನ ಹಿರಿಯರೊಂದಿಗೆ ಹೆಚ್ಚಿನ ಸಮಯ ಕಳೆಯಬೇಕು ಎಂದು ಹೇಳಿದರು. 3ರಲ್ಲಿ 2ರಷ್ಟು ಮಕ್ಕಳು ತಾವು ಗೌರವಿಸುವ ಮತ್ತು ನಂಬುವ ಹಿರಿಯರ ಜೊತೆಗೆ ಹೆಚ್ಚಿನ ಸಮಯ ಕಳೆಯುವ ಇಚ್ಛೆ ತೋರಿದರು. ವಯಸ್ಸಿನ ಆಧಾರದ ಮೇಲೆ ಪ್ರತ್ಯೇಕಿಸಲ್ಪಟ್ಟಿರುವ ಈಗಿನ ಸಮಾಜದಲ್ಲಿ ಹದಿಹರೆಯದವರ ಮತ್ತು ವಯಸ್ಕರ ನಡುವೆ ಸಾಕಷ್ಟು ಉತ್ತಮ ಸಂಬಂಧಗಳು ಏರ್ಪಡುತ್ತಿಲ್ಲ. ನಾವು ಅದನ್ನು ಬದಲಾಯಿಸಬಹುದು. ಪ್ರತಿಯೊಬ್ಬ ಹದಿವಯಸ್ಕಳಿಗೆ ತಾನು ಹೇಳುವುದನ್ನು ಕೇಳಿಸಿಕೊಳ್ಳುವ, ತನಗೆ ಕಲಿಸುವ, ತನ್ನನ್ನು ಉತ್ತೇಜಿಸುವ ಹಾಗೂ ತನ್ನ ಸಾಧನೆಗಳನ್ನು ಪ್ರಶಂಸಿಸುವ ಆತ್ಮೀಯ ವಯಸ್ಕರೊಬ್ಬರ ಅವಶ್ಯಕತೆ ಇರುತ್ತದೆ. ನಾವು ಪ್ರತಿಯೊಬ್ಬರೂ ಮಾರ್ಗದರ್ಶಕರಾಗಬಹುದು, ಹಿತೈಷಿಗಳಾಗಬಹುದು. ಯುವಕ ಇಲ್ಲವೇ ಯುವತಿಯೊಬ್ಬಳು ಜೀವನದ ಗುಟ್ಟುಗಳನ್ನು ಕಲಿಯಲು, ಸಮಾಜ ಬಯಸುವ ಸಾಮರ್ಥ್ಯಗಳನ್ನು ತಿಳಿದುಕೊಳ್ಳಲು ಹಾಗೂ ಪ್ರತಿರೋಧ ಶಕ್ತಿಯನ್ನು ಬೆಳೆಸುವ ಆರೋಗ್ಯಕರ ಮನೋಭಾವವನ್ನು ಕಲಿಯಲು ನಾವೆಲ್ಲರೂ ಅವರ ಜೊತೆ ವಾರಕ್ಕೆ ಒಂದೆರಡು ಗಂಟೆಗಳನ್ನು ಕಳೆಯಬಹುದು. ತಮ್ಮ ಸಮಯ, ವಿವೇಕ, ಜ್ಞಾನ ಮುಂತಾದವುಗಳನ್ನು ನೀಡುವ ಹಿತೈಷಿಗಳು, ಮಾರ್ಗದರ್ಶಕರು, ಗುರುಗಳು, ಯುವ ಗುಂಪುಗಳೊಂದಿಗೆ ತೊಡಗಿಕೊಳ್ಳುವ ಹಿರಿಯರು ಹಾಗೂ ವಯಸ್ಕರ ಶಿಕ್ಷಣದ ಕಾರ್ಯಕರ್ತರು ಗಣನೀಯ ಪರಿಣಾಮ ಉಂಟು ಮಾಡುವವರಿಗೆ ಉದಾಹರಣೆಗಳು. ಇಂತಹವರ ಜೀವನವೇ ಯುವಕರಿಗೆ ಒಂದು ಪ್ರತ್ಯಕ್ಷ ಉದಾಹರಣೆಯಾಗಿರುತ್ತದೆ. ನಮ್ಮ ಹದಿಹರೆಯದವರಿಗೆ ಭರವಸೆ ಹುಟ್ಟಿಸುವ ಹಾಗೂ ಅವರು ಕೆಲವು ತಪ್ಪುಗಳನ್ನು ಮಾಡದಂತೆ ಕಾಪಾಡುವ ಹಿತೈಷಿರಿಯರು ನಾವಾಗಬಹುದು. ಈ ಅಸಂಗತ ಸತ್ಯದ ಜೀವನವನ್ನು ನೀವು ಜೀವಿಸಿದಾಗ ಇತರರನ್ನು ಪ್ರೀತಿಸುವುದರ ಮತ್ತು ಅವರಿಗೆ ಸಹಾಯ ಮಾಡುವುದರ ಮೂಲಕ ಹಿರಿದಾದ ಅರ್ಥವನ್ನು ಕಂಡುಕೊಳ್ಳುತ್ತೀರಿ. ಇತರರು ಈ ಅರ್ಥವನ್ನು ಪಡೆದುಕೊಳ್ಳಲು ಅವರಿಗೆ ಸಹಾಯ ಮಾಡುವುದರ ಮೂಲಕವೂ ನೀವು ಈ ಆತ್ಮಾರ್ಥವನ್ನು ಪಡೆಯುತ್ತೀರಿ. ನೀವು ಏನು ಕಲಿತಿದ್ದೀರೋ ಅದನ್ನು ಇತರರು ಕಲಿತುಕೊಳ್ಳಲು ಸಹಾಯ ಮಾಡಿ. ಅವರು ನಿಮ್ಮ ತರಹವೇ ತಮ್ಮ ಸ್ವಂತ ಅಸಂಗತ ಸತ್ಯ ಜೀವನವನ್ನು ಕಂಡುಕೊಳ್ಳಲು ಮತ್ತು ಜೀವಿಸಲು ಸಾಧ್ಯವಾಗುವಂತಹ ಉದಾಹರಣೆ ನೀವಾಗಿ. ಹೀಗೆ ಮಾಡುವುದರಲ್ಲಿ ಅಪಾರವಾದ ಭರವಸೆಯಿದೆ, ಆಶಾಭಾವವಿದೆ. ಯಶಸ್ಸಿನ ಮೇಲೆ ಗಮನ ಹರಿಸುವುದಕ್ಕಿಂತ ಹೆಚ್ಚಿನ ಗಮನವನ್ನು ಜೀವನದ ಅರ್ಥಪೂರ್ಣತೆಯ ಮೇಲೆ ಹೆಚ್ಚು ಹೆಚ್ಚು ಜನರು ಹರಿಸಲು ತೊಡಗಿಕೊಂಡಾಗ ಈ ಪ್ರಪಂಚ ಅಸಂಬದ್ಧವೆನಿಸದೆ ಸುಸಂಬದ್ಧವಾಗುತ್ತಾ ಹೋಗುತ್ತದೆ. ಯಾರಿಗೆ ಹೆಸರು ಸಿಕ್ಕಿಬಿಡುತ್ತದೆ ಎನ್ನುವುದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಜನ ಸಹಾಯ ಮಾಡಲು ಮುಂದಾಗುತ್ತಾರೆ. ತಮಗಿಂತ ಮೇಲಿನ ಸ್ಥಾನಗಳಿಗೆ ಹೋಗಿಬಿಡುತ್ತಾರೆ ಎನ್ನುವುದರತ್ತ ಗಮನ ಹರಿಸದೆ ತಮ್ಮ ಸಂಘ ಸಂಸ್ಥೆಗಳಲ್ಲಿ ಪರಸ್ಪರ ಸಹಾಯ ಮಾಡುತ್ತಾ ಹೋಗುತ್ತಾರೆ. ತಾವು ಮಾಡುವ ಕೆಲಸಗಳಿಂದ ಅಧಿಕಾರ, ಆಸ್ತಿ, ಅಂತಸ್ತು ಬರದೇ ಇದ್ದರೂ ತಮ್ಮ ಮೌಲ್ಯಗಳನ್ನು ಜೀವಿಸಿ ತಮ್ಮ ಹೃದಯಕ್ಕೆ ಹತ್ತಿರವಾದದ್ದರ ಹಿಂದೆ ಹೋಗುತ್ತಾರೆ. ತಾವು ಏನು ಮಾಡಲು ಹುಟ್ಟಿದ್ದಾರೋ ಅದನ್ನು ಮಾಡಲು ತೊಡಗುತ್ತಾರೆ. ಯಾರ ಅಧಿಕಾರ ಹೆಚ್ಚು ಎನ್ನುವ ಸಂಕುಚಿತ ಹಿನ್ನೆಲೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಜನ, ಸಂಸ್ಥೆ, ಸಮುದಾಯ, ಸಮಾಜಕ್ಕೆ ಯಾವುದು ಅತ್ಯಂತ ಹಿತವಾದದ್ದೋ ಅಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ತಮ್ಮ ಅಧಿಕಾರವನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಜನ ಆಗ ಸಮಸ್ಯೆಗಳನ್ನು ಸೃಷ್ಟಿಸುವುದಿಲ್ಲ, ಬದಲಿಗೆ ತಮ್ಮ ಆತ್ಮಾರ್ಥವನ್ನು ಹೆಚ್ಚಿಸಿಕೊಳ್ಳಲು ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ. ಇಂತಹ ವ್ಯಕ್ತಿಗಳು ಮುಂದೆ ಬಂದು ಅಗತ್ಯವಾದ ವಿಷಯಗಳತ್ತ ಗಮನ ಹರಿಸಿದಾಗ ಮತ್ತು ಪ್ರಶಂಸೆಗಳ ಬಗ್ಗೆ ಯೋಚಿಸದೆ ಸಮಸ್ಯೆಗಳನ್ನು ಪರಿಹರಿಸಲು ತೊಡಗಿಕೊಂಡಾಗ ಈ ಪ್ರಪಂಚದ ಹುಚ್ಚಾಟ ಬಹಳಷ್ಟು ಕಮ್ಮಿಯಾಗಿರುತ್ತದೆ. ನೀವು ಏನೇ ಮಾಡಲು ನಿರ್ಧರಿಸಿದರೂ ಒಂದಂತೂ ಖಂಡಿತ, ಈ ಅಸಂಗತ ಸತ್ಯ ಜೀವನವನ್ನು ನೀವು ಜೀವಿಸಿದಾಗ ನಿಮಗೆ ಈ ತಿಕ್ಕಲು ಹುಚ್ಚು ಪ್ರಪಂಚದಲ್ಲಿ ಅರ್ಥ ಮತ್ತು ಆತ್ಮಸಂತೋಷ ದೊರಕುತ್ತದೆ. ನೀವು ಗುರುತರವಾದ ಸಕಾರಾತ್ಮಕ ವ್ಯತ್ಯಾಸವನ್ನು ಉಂಟು ಮಾಡುತ್ತೀರಿ, ಬದುಕುಗಳನ್ನು ಬದಲಾಯಿಸುತ್ತೀರಿ. ಹಾಗೆ ನೀವು ಬದಲಾಯಿಸುವ ಬದುಕುಗಳಲ್ಲಿ ಒಂದು ಬದುಕು ನಿಮ್ಮದೇ ಆಗಿರುತ್ತದೆ. ಇಲ್ಲಿಗೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ, ಮಾಡುತ್ತಲೇ ಇರಿ ಪುಸ್ತಕ ಸಮಾಪ್ತವಾಯಿತು. ಈ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದಿಸಿ ಓದಿದವರು ರವಿ ಕೃಷ್ಣಾರೆಡ್ಡಿ. ನಮಸ್ಕಾರ.